जायते प्रज्ञा मौली सकल वचन चेतो देवता भारती सा मम वचसि निधत्तां सन्निधिं मानसे च हराय भजतानित्त हराय पुरवैरिणे भवाय भवते भूया शिवाय शिरसा नमः उमे साध्या सुरा ओहं वीरे चेतो हिमानिनः यूयं सर्वे प्रपुरुता मनो मे मध्वभावकम् श्रीमद्भः कल्पवृक्षस्तु जयार्यः कामभिस्मृतः चिन्तामणिस्तु व्यापार्यः मुनित्रयमुदाहृतम् वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्मि पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ते गुरुं मम श्रीगुरुभ्यो नमः नारायणं सर्वैर्विदीर्णं लोकवत्कृतं मेयं गम्यं गुरुमस्यापि रत्वा सर्वार्थविद्यते ॐ अथातो ब्रह्मविज्ञातः ಬ್ರಹ್ಮಸೂತ್ರಗಳು ಶಾರೀರಿಕ ಸೂತ್ರಗಳು ವೇದಾಂತ ಸೂತ್ರಗಳು ಪರವಿದ್ಯಾ ಸೂತ್ರಗಳು ಈಗ ಅನೇಕ ರೀತಿಯಲ್ಲಿ ಬ್ರಹ್ಮಸೂತ್ರಗಳಿಗೆ ಹೇಳ್ತಾರೆ. ಅದಕ್ಕೆ ಬ್ರಹ್ಮಸೂತ್ರಗಳು ಸೂತ್ರ ಅಂದರೆ ಸೂಚನಾ ಸೂತ್ರ ಮುಖ್ಯತೆ ಸೂಚನೆ ಪಾರಂಭ್ರಾಂತಿ ಹೇಳ್ತೇವೆ. ಅದರ ಪದ್ಧತಿಯಲ್ಲಿ ಸೂಚನೆ ಮಾಡುತ್ತೆ. ಆ ಸೂಚನೆ ಮಾಡತಕ್ಕಂಥ ರೀತಿಯಲ್ಲಿ ಸೂಚನೆ ಯಾವಾಗ ಹೇಗಿರುತ್ತೆ ಅತ್ಯಂತ ಸಂಕ್ಷಿಪ್ತವಾಗಿರುತ್ತೆ. ವಿಸ್ತಾರಗಳು ಸೂಚನೆ ಅಂತ ಕರೆಯೋದಿಲ್ಲ, ಹಿಂತ ಬಾರ್ತದಷ್ಟೇ. ಅಂತಹ ಬ್ರಹ್ಮಸೂತ್ರ ಬ್ರಹ್ಮ ಅಂದರೆ ವೇದ ಅಂತ ಒಂದು ವೇದ ನಿರ್ಣಾಯಕ ಸೂತ್ರಗಳು ಅಂತ. ಬ್ರಹ್ಮಸೂತ್ರಗಳು ಅಂದರೆ ವೇದ ನಿರ್ಣಾಯಕ ಸೂತ್ರಗಳು, ಅಥವಾ ಬ್ರಹ್ಮ ಅಂದರೆ ಪರಮಾತ್ಮ, ಪರಮಾತ್ಮನ ವಿಷಯವನ್ನು ತಿಳಿಸಿಕೊಡ್ತಕ್ಕಂಥ ಸೂತ್ರಗಳು. ಇನ್ನು ಬ್ರಹ್ಮ ಅಂದರೆ ಜೀವ ಅಂತ. ಬ್ರಹ್ಮಾಣಿ ಜೀವಾಸ್ತರ್ವೇತಿ ಬೃಹ ಜಾತಿ ಜೀವ ಕಮಲಾಸನ ಶಬ್ದ ರಾಶಿಸು. ಬ್ರಹ್ಮ ಶಬ್ದಕ್ಕೆ ಜೀವ ಅಂತ ಅರ್ಥವಿದೆ. ಆ ದೃಷ್ಟಿಯಲ್ಲಿ ಜೀವನ ಸ್ವರೂಪ ಹೇಳ್ತಕ್ಕಂಥದ್ದು, ಜೀವನ ಸಾಧನೆ ಹೇಳ್ತಕ್ಕಂಥ ಸೂತ್ರಗಳಾದ್ದರಿಂದ ಬ್ರಹ್ಮಸೂತ್ರಗಳು. ಇನ್ನು ಬ್ರಹ್ಮ ಅಂತ ಹೇಳಿದರೆ ಗುಣವನ್ನು ತುಂಬಿರೋದು, ಮೋಕ್ಷದೊಳಗೆ ಗುಣ ತುಂಬಿರ್ತದವಾದ್ರಿಂದಾಗಿನೆ ಪರಮಾತ್ಮನ ಹತ್ತಿರ ಇರತಕ್ಕಂಥ ಮೋಕ್ಷದ ನಿರೂಪಣೆ ಮಾಡತಕ್ಕಂಥ ಸೂತ್ರಗಳಾದ್ರಿಂದ ಕೂಡ ಅದಕ್ಕೆ ಬ್ರಹ್ಮಸೂತ್ರಗಳು ಅಂತ ಹೆಸರು ಸಾರ್ಥಕ. ಇನ್ನು ಶಾರೀರಿಕ ಸೂತ್ರಗಳು, ಶರೀರೇ ಭವ ಶಾರೀರ, ಶರೀರದೊಳಗೆ ಇರತಕ್ಕಂಥ ಒಂದು ನಿಯಾಮಕನಾಗಿಯೋ ಅಂತಃ ಪ್ರವೇಶ ನಾರಾಯಣ. ಶರೀರದಲ್ಲಿ ಜೀವ ಇದ್ದಾನೆ, ದೇವರಿದ್ದಾರೆ. ಸ್ವಾಸುಕರಣ ಸೈಜಾ ಸಕಾರ, ಜೀವರುಗಳು ಶರೀರದಲ್ಲಿ ಅನುಭವ ಮಾಡಿಕೊಂಡಿದ್ದಾರೆ, ಸ್ವಾಮಿ ಪರಮಾತ್ಮ ನಿಯಮನ ಮಾಡಿಕೊಂಡಿದ್ದಾರೆ. ಆದ್ದರಿಂದ ಮುಖ್ಯವಾದ ಶಾರೀರ ಅಂದರೆ ನಾರಾಯಣ. ಶಾರೀರವು ತಾವು ಉಭವು ಜ್ಞೇಯವು ಜೀವಶ್ಚ ಈಶ್ವರ ಸಂಗೀತ ಅದರ ಆಧಾರ ಕೊಟ್ಟಿರ್ತಾರೆ. ಜೀವನಿಗೂ ಶಾರೀರ ಅಂತ ಹೆಸರು, ದೇವರಿಗೂ ಶಾರೀರ ಅಂತ ಹೆಸರು. ಮುಖ್ಯವಾಗಿ ಶಾರೀರ ಅಂದರೆ ದೇವರೇ. ಅದಕ್ಕೆ ಶಾರೀರಿಕ ಸೂತ್ರಗಳು ಅಂತ ಹೇಳಿದರೆ ವಿಶೇಷವಾಗಿ ನಮ್ಮ ಬಿಂಬರೂಪಿಯಾದ ಭಗವಂತನ ಮಹಿಮೆ ಹೇಳ್ತಕ್ಕಂಥ ಸೂತ್ರ. ಎಲ್ಲ ಕಡೆ ದೇವರಿದ್ದರೂ ಕೂಡ ಶಾರೀರ ಅಂತ ಯಾಕೆ ಕರೀತಾರೆ, ಬಿಂಬರೂಪಿ ಪರಮಾತ್ಮ ಅಂತ. ಉಪಾಸನೆ ಮಾಡಬೇಕಾದ್ರೆ ಬಿಂಬರೂಪವನ್ನೇ ಮಾಡಬೇಕಾದ್ರಿಂದಾಗಲೇ ಶಾರೀರಿಕ ಸೂತ್ರಗಳು ಅಂತ ಕರೀತಾರೆ. ಮತ್ತು ಶರೀರ ಜೀವ, ಜೀವನ ಸ್ವರೂಪ ಮನಸ್ಸಿ ಆಗುವ ಮಿತ್ಯಾದಿ ಜೀವನ ಸ್ವರೂಪ ಕೂಡ ಹೇಳೋದ್ರಿಂದ ಅದಕ್ಕೆ ಶಾರೀರಿಕ ಸೂತ್ರಗಳ ಹೆಸರು ಸಾಧನೆ. ಇನ್ನು ವೇದಾಂತ ಸೂತ್ರಗಳು, ವೇದ ಅಂತ ಸೂತ್ರ, ಅದೆಲ್ಲಿ ಬಂದಿದೆ ಗೊತ್ತೇನು? ಸರ್ವೈ ವೇದ ಇಷ್ಟ ಸರ್ವೈ ರಹಮೇವ ವೇದ್ಯ ವೇದಾಂತ ಕೃತ್ ವೇದ ವಿದೇವ ಚಾಹ. ವೇದಾಂತ ಕೃತ್ ಅಂದರೆ ಸೂತ್ರಕೃತ್ ಅಂತ ಅಚಾರ ಅರ್ಥ ಬರೀತಾರೆ. ವೇದಾಂತ ಸೂತ್ರಕೃತ್, ವೇದ ನಿರ್ಣಯ ಮಾಡತಕ್ಕಂಥ ಸೂತ್ರಗಳನ್ನು ಬರೆದಿದ್ದರಿಂದ ವೇದವ್ಯಾಸ ದೇವರಿಗೆ ವೇದಾಂತ ಕೃತ್ ಅಂತ ಹೇಳ್ತಾರೆ. ಸೊ ವೇದಾಂತ ಅಂದರೆ ಏನು? ವೇದ ನಿರ್ಣಯಾತ್ಮಕ ಮೀಮಾಂಸ ಅಂತ ಕರೀತಾರೆ. ಅಲ್ಲೇ ಬೇರೆಯವರು ಹೆಚ್ಚಾಗಿ ಉಪನಿಷತ್ತು ಅಂತ ಅಷ್ಟೇ ತಿಳ್ಕೊಂಡಿದ್ದಾರೆ, ತಪ್ಪದು. ಮುಖ್ಯವಾಗಿ ವೇದಾಂತ ಅಂದರೆ ಬ್ರಹ್ಮಸೂತ್ರ, ಇನ್ನೊಂದು ಅರ್ಥದಲ್ಲಿ ಉಪನಿಷತ್ತುಗಳಾಗ್ತದಿಲ್ಲ ಅಂತೇನಲ್ಲ, ಪ್ರಧಾನವಾಗಿ ಬ್ರಹ್ಮಸೂತ್ರ ಅಂತ ಆಗುತ್ತೆ. ಯಾಕೆ ವೇದಾಂತ ಕೃತ್, ನಾವು ವೇದಾಂತ ಬರೆದವನು ಅಂತ ಹೇಳಿದ್ರೆ ಉಪನಿಷತ್ತು ಅಪೌರುಷೇಯ, ಬರೋ ಪ್ರಶ್ನೆ ಬರೋದಿಲ್ಲ ನೋಡಿ. ವೇದಗಳ ಅಪೌರುಷೇಯವಾದ್ದರಿಂದ ವೇದಾಂತ ಸೂತ್ರಗಳು ಅಚ್ಚ ಎಲ್ಲ ಮೊದಲು ಎಲ್ಲೇಕರು ಬ್ರಹ್ಮಸೂತ್ರಗಳಿಗೆ ಸಾಕ್ಷ್ಯ ಪಡೆದರು. ಒಂದು 21 ಜನ ಬರೆದಿದ್ದರು ಸೂತ್ರಗಳು ಅಂದರೆ ಅರ್ಥನೂ ಹೇಳಲಿಲ್ಲ, ಬರೆದವರು ಯಾರು ಅಂತಲೂ ಹೇಳಿಲ್ಲ. ಇದು ವಕ್ರಾನುಕೂಲನೇ ಅವರು ಪ್ರಾಮಾಣ್ಯ ಸೇನೆ ಆಗಲಿ, ವೇದವ್ಯಾಸರು ಬರೆದಿದ್ದಾರೆ ಅಂತ ಹೇಳೋದಿಲ್ಲ ಅವರು. ವೇದವ್ಯಾಸರಿಗೆ ಗೌರವ ಕೊಡೋದು ಅವರಿಗೆ ಬೇಕಿಲ್ಲ. ಅವರು ವೇದವ್ಯಾಸರು ಯಾರೋ ಒಬ್ಬ ಋಷಿ, ಕಷ್ಟದ ಋಷಿ ಹೇಳ್ತೇನೆ. ಇದು ಬಹಳ ತಪ್ಪು ಕಲ್ಪನೆ. ಅದಕ್ಕೆ ಆಚಾರ ಮಾಡಿದ ಮೊದಲೇ ಕೆಲಸ ಅನುವೇಕ್ಷ ಅಂದರೆ ಹೇಳ್ತಾರೆ, ಪ್ರಾದುರ್ಭೂತೋ ಹರಿ ಸಾಕ್ಷಾತ್ ರೀತಿಯ ಭವಪೂರ್ವ ಕೈದಿ ಅರ್ಥಿತಃ ಪರವಿದ್ಯಾಖ್ಯಂ ಚಕ್ರೇ ಶಾಸ್ತ್ರ ಬರುತ್ತಮ ಅಲ್ಲಿ ತಥ್ಯೋಕ್ತ ಮುಸ್ಕಾಂತೆ ಅಂತ ಹೇಳ್ತಾ ದ್ವಾಪರೇಶ ನಾರಾಯಣಾದ್ಯ ನಿಷ್ಪನ್ನಂ ಜ್ಞಾನೇಕೃತ ಜ್ಞಾನಂಕೃತ ಇದೆ ಪುರ ತ್ರೇತಾಯಾಮ್ ಕಿಂಚಿತ್ ಅನ್ಯಥಾ ಜಾತಂ ದ್ವಾಪರೇ ಅಖಿಲ. ಆಮೇಲೆ ಸಂಕೀರ್ಣ ಬುದ್ಧಯು ದೇವಾಹ ಬ್ರಹ್ಮರುದ್ರ ಪುರಸ್ಸರಾಹ ಶರಣ್ಯಂ ಶರಣಂ ಜಗ್ಮುಹು ನಾರಾಯಣ ಮನಾಮಯ. ದ್ವಾಪರ ಯುಗದ ಕೊನೆಗೆ ಒಂದು ವಿಚಿತ್ರವಾದ ಘಟ್ಟ ಬಂದಿದೆ ಸೂತ್ರ ರಚನೆಗೆ ಕಾರಣವನ್ನು ಹೇಳ್ತಾರೆ. ಇದೆಲ್ಲ ಬ್ರಹ್ಮಸೂತ್ರ ಭಾಷೆನೆ, ಅದು ಕೂಡ ಆಚಾರ ಹೇಳಿರೋದ್ರಿಂದ ಬ್ರಹ್ಮಸೂತ್ರ ಅಂತರ್ಗತವಾದ ಗೌತಮ. ಮೊದಲನೇದಾಗಿ ದ್ವಾಪರ ಯುಗ, ಯುಗದ ಪ್ರಭಾವದಿಂದನೇ ಜ್ಞಾನ ಕಡಿಮೆ ಆಗಿತ್ತ ಅಲ್ಲಿ. ಅದರ ಜೊತೆಗೆ ಗೌತಮ ಋಷಿಗಳ ಶಾಪ ಸೇರ್ಕೊಂಡು ಗೌತಮಸ್ಥ ಋಷಿಯ ಶಾಪ ಜ್ಞಾನೇತು ಅಜ್ಞಾನ ಕಾಂಡತೆ, ಪೂರ್ತಿ ಜ್ಞಾನ ಮುಚ್ಚೋದು. ಆ ಹೊತ್ತಿಗೆ ಬ್ರಹ್ಮಾದಿ ದೇವತೆಗಳೆಲ್ಲ ಅನುಲೋಚನೆ ಮಾಡಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾರೆ. ಇದು ಸಂಜೀವರು ಉದ್ಧಾರ ಆಗಬೇಕು, ಅದಕ್ಕೋಸ್ಕರ ಅದು ವೇದಗಳೇ ಇಲ್ಲ. ವೇದಾನ್ ಉತ್ಪನ್ನ ಅಂತ ಕರೀತಾರೆ, ವೇದಗಳೇ ಇಲ್ಲ. ಇದ್ದ ವೇದಗಳು ಅಪಪಾಠಾದಿನ ತಿರೋಹಿತ, ಅಪಪಾಠಾದಿಗಳಿಂದ ಇವತ್ತು ವೇದ ಎಷ್ಟಿದೆ ಮಹಾ ಭಾರಿ ಕಡಿಮೆ ಉಳ್ಕೊಂಡಿದೆ. ಇನ್ನು ಉಳಿದ ವೇದಗಳು ಕೂಡ ಅಪಪಾಠಗಳಿಂದಾಗಿ ಕೆಟ್ಟೋದಿ. ಇನ್ನು ಮಹಾಭಾರತಾದಿಗಳು ಇರಲೇ ಇಲ್ಲ. ಆಗ ಎಲ್ಲರೂ ಪ್ರಾರ್ಥನೆ ಮಾಡಿದಾಗ ಅವತೀರ್ಣೋ ಮಹಾಯೋಗಿ ಸತ್ಯವತ್ಯಾಂ ಪರಾಶರ, ಸತ್ಯವತಿ ದೇವಿಯಲ್ಲಿ ಪರಾಶರ ನಿಮಿತ್ತ ಮಾಡಿಕೊಂಡು. ಅವರಿಬ್ಬರು ಏನು ಕಾರಣ ಅಲ್ಲ, ನಿಮಿತ್ತ ಅಷ್ಟೇ, ಪರಮಾತ್ಮನಿಗೆ ಹುಟ್ಟೇ ಇಲ್ಲ. ಅದಕ್ಕೋಸ್ಕರವಾಗಿ ಪ್ರಾದುರ್ಭೂತ ಪ್ರಾದುರ್ಭಾವವನ್ನು ಹೊಂದಾರೆ ಹರಿಸಾಕ್ಷ ವಿರಿಂಚ ಭವಪೂರ್ವಕೈಹಿ ಅರ್ಥಿತಃ ಪರವಿದ್ಯಾಖ್ಯಂ ಚಕ್ರೇ ಶಾಸ್ತ್ರ ಮನುತ್ತಮ. ಅವರು ಮುಂದೆ ಮಾಡಿದ ಕೆಲಸ ಅಪೂರ್ವವಾದ ಶಾಸ್ತ್ರವನ್ನು ಬರೀತಾರೆ. ಅದೇ ವಿನಿರ್ಣಯಂ ಬ್ರಹ್ಮಸೂತ್ರಂ ಚಕಾರ, ಬ್ರಹ್ಮಸೂತ್ರ ರಚನೆ ಮಾಡ್ತಾರೆ. ಮಹಾಭಾರತವನ್ನು ಬರೀತಾರೆ, 18 ಪುರಾಣಗಳನ್ನು ಬರೀತಾರೆ, 18 ಉಪಪುರಾಣಗಳನ್ನು ಬರೀತಾರೆ. ವಿಶೇಷವಾಗಿ ಚಕ್ರೇ ಭಾಗವತಂ ಪುರಾಣ, ಶ್ರೀಮದ್ ಭಾಗವತ ಪುರಾಣವನ್ನು ಬರೀತಾರೆ. ಅದರಿಂದ ಏನಾಯ್ತಂತೆ, ಜ್ಞಾನ ಅನ್ನೋದು ಜ್ಞಾನಂ ಸಂಸ್ಥಾಕ್ಷ ಭಗವಾನ್ ಮೋದತೆ ಪುರುಷೋತ್ತಮ ಕ್ರೀಡತೆ ಪುರುಷೋತ್ತಮ ಹೇಳ್ತಾರೆ. ಬ್ರಹ್ಮರುದ್ರಾದಿ ದೇವೇಶು ಮನುಷ್ಯ ಪಿತೃಪಕ್ಷಿಷು ಜ್ಞಾನಂ ಸಂಸ್ಥಾಪ್ಯ ಭಗವಾನ್ ಕ್ರೀಡತೆ ಪುರುಷೋತ್ತಮ. ಬ್ರಹ್ಮರುದ್ರಾದಿ ದೇವತೆಗಳಿಂದ ಹಿಡಿದು ಪಶುಪಕ್ಷಿಗಳವರೆಗೂ ಜ್ಞಾನ ಕೊಟ್ಟರು ವೇದವ್ಯಾಸದೇವರು. ಬ್ರಹ್ಮರುದ್ರಾದಿಗಳಿಂದ ಬ್ರಹ್ಮದೇವರಿಗೆ ಜ್ಞಾನ ಬರಬೇಕಂದ್ರೆ ವಿಶೇಷ ಶೇಷಸೇನ ಪುನರ್ಧಿಯ, ವಿಶೇಷವಾದ ಒಂದು ಹಿರಿಮೆಯನ್ನು ಬ್ರಹ್ಮದೇವರು ಋಷಿಗಳ ಜ್ಞಾನಕ್ಕೆ ಕೊಟ್ಟು, ರುದ್ರಾದಿ ದೇವತೆಗಳಿಗೆ ತಿರೋಹಿತ ಜ್ಞಾನವನ್ನೇ ಕೊಟ್ಟು, ಸ್ವಲ್ಪ ಪರಿಷಾದಿಗಳಿಗೆ ಭೂ ಋಷಿಮುನಿಗಳೆಲ್ಲ ಹೋಗಬಿಟ್ಟಿತ್ತು ಪೂರ್ತಿಯಾಗಿ ಎಲ್ಲವನ್ನೂ ಕೊಟ್ಟು, ಜ್ಞಾನೇ ಸುಸ್ಥಿರ ಕಾಂಗತೆ ಅಂತ ಹೇಳ್ತಾರೆ. ಅತ್ಯಂತ ಸ್ಥಿರವಾದ ರೀತಿಯಲ್ಲಿ ಜ್ಞಾನವನ್ನು ಕೊಟ್ಟು ವೇದವ್ಯಾಸರ ಕಾರ್ಯವನ್ನು ವರ್ಣನೆ ಮಾಡ್ತಾರೆ. ಪೂರ್ವ ಒಂದು ವಿಷಯ ಹೇಳ್ತಾರೆ, ವೇದಗಳು ಎಲ್ಲೆಲ್ಲ ತೆಗೆದು ಹೋಗ್ಬಿಟ್ಟಿತ್ತು, ಎಲ್ಲ ಸರಿ ಎಡಿಟ್ ಮಾಡಿ ಪುಸ್ತಕ ಪ್ರಿಂಟ್ ಮಾಡಿಸ್ತೇವೆ ವೇದವ್ಯಾಸರು ಮಾಡಿಸಲಿಲ್ಲ ಅಂತ ಹೇಳ್ತಾರೆ. ಎಲ್ಲೋ ಹಳೆ ಪಸ್ತಪತ್ತಿ ಹುಡುಕಿ ಹುಡುಕಿ ತಂದು ಮಾಡಿದಾಗ ಮಾಡಲಿಲ್ಲ ಅವರು. ಸಾಕ್ಷಾತ್ ನಾರಾಯಣ ಅವರು ವೇದಗಳನ್ನು ಹೇಗೆ ಹೊರತು ಅಂದರು ಅಂದರೆ, ಯಥಾ ಆದಿ ಸೃಷ್ಟವು ಅಂತ ಹೇಳ್ತಾರೆ. ಸೃಷ್ಟಿಯ ಪ್ರಾರಂಭದಲ್ಲಿ ಹೇಗೆ ವೇದಗಳಿದ್ದು ಅಷ್ಟು ವೇದಗಳು ತಂದಿರುತ್ತೆ. ಎಷ್ಟು ವೇದ? ಅನಂತ ವೇದ, ಅನಂತ ವೇದಗಳನ್ನು ಹೊರಗಾಕಿದೆ. ಇದು ಕಷ್ಟದ ಋಷಿ ಮಾಡೋಕ್ಕಿಂತ ಸೇರಿದೆಲ್ಲ ಕೂಡ ಯಾರೋ ಏ ರೀತಿಗಳು ಮಾಡೋಕ್ಕಿಂತ ಅಲ್ಲ, ಇದೆಲ್ಲ ಕೂಡ ಸಾಕ್ಷಾತ್ ನಾರಾಯಣದೇವರು. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಶ್ಯನ್ಯ ಕುಂಡಲೀ ಸಾಕ್ಷಾತ್ ಮಹಾಭಾರತ ಕೃತ್ಥವಿ. ಮಹಾಭಾರತ ಬರೆದಿದ್ದಾರೆ ಅಂದ ಮೇಲೆ ಬರೆದವರು ನಾರಾಯಣ ಆಗಿರಲೇಬೇಕು. ಉಳಿದವರಿಗೆ ಮಹಾಭಾರತ ಬರೀಲಿಕ್ಕಲ್ಲ, ಅದು ಓದಲಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಸ್ವಯಂ ವ್ಯಾಸೋಹಿತೇದ ಬ್ರಹ್ಮಾವಾತ ಪ್ರಸಾದತ ಅಂತ ಗ್ರಂಥ ಬರೆದಿದ್ದು. ಅದಕ್ಕಿಂತ ದೊಡ್ಡದು ಬ್ರಹ್ಮಸೂತ್ರ ಅಂದ ಮೇಲೆ ಬ್ರಹ್ಮಸೂತ್ರ ಕೃತ್ಭವೇ. ಬ್ರಹ್ಮಸೂತ್ರ ಸರಿ ಯಾರಿಗೆ ಮಾಡೋಕ್ಕೆ ಸಾಧ್ಯ ಇದೆ? ಯಾಕೆ ಕಷ್ಟ ಅಂದರೆ ಎಲ್ಲ ವೇದಗಳು ಕವರ್ ಆಗಬೇಕು, ಆ ರೀತಿ ಬರೀಬೇಕಿದ್ರ ಅದು ಸೂತ್ರ. ಏನೋ 564 ಪ್ರಶ್ನೆ ಅಲ್ಲ, ಇಡೀ ಸಮಸ್ತ ಶಾಸ್ತ್ರ ಪ್ರಪಂಚಕ್ಕೆ ಅರ್ಥ ಆಗಬೇಕು. ಅರ್ಥ ಆಗಿದ್ರೆ ಸಮಸ್ಯಾಸ್ತ್ರ ಗೊತ್ತಿರಬೇಕು ಫಸ್ಟ್. ಅವರು ಸಮಸ್ಯಾಸ್ತ್ರ ಗೊತ್ತಿರಬೇಕು, ಇದು ಓದಿದವರಿಗೆ ಅರ್ಥ ಆಗಬೇಕು. ಆ ರೀತಿ ಬರೆಯೋದಂದ್ರೆ ಸಾಕ್ಷಾತ್ ದೇವರಿಗೆ ಸಾಧ್ಯ ಅಂತ ಬ್ರಹ್ಮಸೂತ್ರಗಳನ್ನು ಪರವಿದ್ಯಾ ಅಂತ ಕರೀತಾರೆ. ಪರವಿದ್ಯಾ, ಪರ ಅಂದರೆ ಪರಮಾತ್ಮ, ಪರಮಾತ್ಮನ ತಿಳಿಸ್ಕೊಡ್ತಕ್ಕಂಥ ವಿದ್ಯಾ. ಬರೀ ವೇದ ಓದಿದರೆ ಇವತ್ತು ಎಷ್ಟರ ವೇದ ಓದಿಲ್ಲ, ಅವರೆಲ್ಲ ನಾಸ್ತಿಕರಿದ್ದಾರೆ ವೇದ ಓದೋರು, ಮೀಮಾಂಸಕರ ನಾಸ್ತಿಕರು ವೇದ ಓದಿ ಕೂಡ, ಇನ್ನು ಕೆಲವರು ಸೇವರು, ಕೆಲವರಂತೂ ಅದ್ವೈತಾದಿ ತಿಳ್ಕೊಂಡರು. ಅಂದರೆ ವೇದ ಓದಿದರೆ ಸಾಲದು ಅರ್ಥ ಆಗಬೇಕು, ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿದರೆ ಅಸಾಮಾನ್ಯವಾದ ಕೆಲಸ. ಅದಕ್ಕಾಗಿಯೇ ಪರವಿದ್ಯಾ, ಪರ ಅಂದರೆ ಪರಮಾತ್ಮನ ತಿಳಿಸ್ಕೊಡ್ತಕ್ಕಂಥ ವಿದ್ಯೆಗಳು. ಇದಕ್ಕಿಂತ ದೊಡ್ಡ ಶಾಸ್ತ್ರ ಇಲ್ಲ ಅಂತ ಹೇಳಿದರೆ ಚಕ್ರೇ ಶಾಸ್ತ್ರ ಅನುತ್ತಮ ಅಂತ ಶಾಸ್ತ್ರವನ್ನು ಬರೆದು ಅದರ ನಾಲ್ಕು ಅಧ್ಯಾಯಗಳು, ಒಂದೊಂದಾಯ ಅಧ್ಯಾಯಕ್ಕೆ ನಾಲ್ಕು ಪಾದಗಳು, ಒಟ್ಟು 564 ಸೂತ್ರಗಳು, 222 ಅಧಿಕರಣಗಳು. ಇದು ಬ್ರಹ್ಮಸೂತ್ರಗಳ ಸ್ಥೂಲ ಪರಿಚಯ. ಅಂಥ ಬ್ರಹ್ಮಸೂತ್ರಗಳಿಗೆ 21 ಭಾಷೆಗಳು ಬಂದು ಮೊದಲನೇದಾಗಿ ಸೂತ್ರಗಳ ಅರ್ಥ ಆಗೋದೇ ಕಷ್ಟ, ಅದನ್ನು ದಾರಿ ಬೇರೆ ತರಿಸಿದ್ರು. ಮತ್ತೆ ವಿಜ್ಞಾನ ಭಾನುಪತಿ ಕಾಲಬಲೇನ ದಿನೇ ದುರ್ಭಾಷ್ಯ ಸಂತಮಸ ಸಂತತಿತೋ ಜನೇ ಅಂಧೇ. ಮೊದಲನೇದಾಗಿ ಸೂರ್ಯ ಮುಳುಗೋಗಿದ್ದಾರೆ ಕತ್ತಲು, ಅದರ ಜೊತೆಗೆ ಇವು ದುರ್ಭಾಷೆಗಳು ಸೇರಿ ಗಾಢಾಂಧಕಾರಕ ಹೋಗಿದ್ರು. ರಾತ್ರಿ ಅಮಾವಾಸ್ಯ ರಾತ್ರಿ ಹೇಗಿರ್ತದೆ, ಅಮಾವಾಸ್ಯ ರಾತ್ರಿ ಮೋಡ ಕವಿದುಬಿಟ್ಟರೆ ಹೇಗಿರ್ತದೆ, ಅದರಲ್ಲೂ ಕೂಡ ಗ್ರಹಣ ಸೂರ್ಯಗ್ರಹಣ ಮಧ್ಯಾಹ್ನ ಆದ ಕಾಲಕ್ಕೆ ಡಲ್ ಆಗಿರ್ತಾರೆ ಮನುಷ್ಯ. ಇದೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ರೆ ಗಾಢಾಂಧಕಾರದ ವಾತಾವರಣದಲ್ಲಿ ಮೆಡುಕುಳಿನ ಬೆಳಕು ಇರಬಾರ್ದು ಅಂತ ವಾತಾವರಣ ಬಂದೋಗಿತ್ತು ದುರ್ಭಾಷೆಗಳಿಂದಾಗಿ. ಅದನ್ನು ಮತ್ತೆ ಸರಿ ಮಾಡಬೇಕಾಗಿತ್ತು. ದ್ವಾಪರಯುಗದ ಕೊನೆಗೆ ಜ್ಞಾನ ಕ್ಷೀರವಾಗಿದ್ದರೆ ವೇದವ್ಯಾಸ ರೂಪದಿಂದ ಪರಮಾತ್ಮ ಹೊರಗೆ ಹಾಕಿದ. ಕಲಿಯುಗದ ಪ್ರಾರಂಭದೊಳಗೆ ಜ್ಞಾನ ಕ್ಷೀರವಾದಾಗ ಜೀವೋತ್ತಮರು ಒಂದು ಭಾಷ್ಯ ಬರುತ್ತದೆ. ಸರ್ವೋತ್ತಮನ ಸುಮಸೂತ ರಚನೆ ದ್ವಾಪರಯುಗದ ಕೊನೆಗೆ, ಜೀವೋತ್ತಮರಿಂದ ಭಾಷ್ಯ ರಚನೆ ಕಲಿಯುಗದ ಆರಂಭದೊಳಗೆ. ಪ್ರಥಮ ಪಾದ ಹೇಳ್ತೇವಲ್ಲ, ಪ್ರಥಮ ಪಾದದೊಳಗೆ ನಡೆದಕ್ಕೆ ಅರ್ಥ ಆಯಿತು. ಇನ್ನು 4,300 ವರ್ಷ ಆಗಿತ್ತಷ್ಟು ಕಲಿಯುಗ ಬಂದು, ಅದು ಸಂಧಿ ಕಾಲ ಇದ್ದ ಹಾಗೆ ಅರ್ಥನೆ. ಆ ಕಾಲದಲ್ಲಿ ಸಾಕ್ಷಾತ್ ಶ್ರೀಮದಾಚಾರ್ಯರು ಅವತಾರ ಮಾಡಿ ಬರೆದರು. ಅವತಾರ ಮಾಡಿದ ಸ್ಥಳನೇ ಸತ್ಯಲೋಕೇಶ್ವರ ಪ್ರಾಣ ಯತ್ರ ಅವತಾರ ಉತ್ಸುಕ. ಉತ್ಸುಕ ಭಾಷ್ಯ ಬರೆಯಬೇಕು, ದೇವರ ಅಪ್ಪಣೆ ಪಾಲಿಸಬೇಕು, ಸುಜೀವ ಉದ್ಧಾರ ಮಾಡಬೇಕು ಅಂತ ಹೇಳಿ ಅವತಾರ ಮಾಡಿ ಬಂದ ಭೂಮಿ ಈ ಪಾಜಕ ಕ್ಷೇತ್ರ. ಆದ್ದರಿಂದ ನಾವು ಎಲ್ಲಿ ಬ್ರಹ್ಮಸೂತ್ರ ಭಾಷ್ಯ ಹೇಳಿದ್ರು ಅದು ವಿಶೇಷ ಮಹತ್ವ ಇದ್ದೇ ಇದೆ. ಅದು ಪಾಜಕದಲ್ಲೇ ಮಾಡಿದಾಗ ಏನಂತ ಕೇಳಿದರೆ, ಯಾವ ಆಚಾರ್ಯರು ಪ್ರಾದುರ್ಭೂತರಾದರೂ ಅದೇ ಸ್ಥಳದಲ್ಲಿ. ಇಲ್ಲಿ ಓಡಾಡಿದ ಜಾಗ ಇದೆ, ಆಚಾರ ಓಡಾಡಿದ ಜಾಗ ಸೀದಾ ಅಲ್ಲಿ ಹಾರಿದ್ರು. ಅದು ನೋಡ್ತಿರೋ ದೇವಸ್ಥಾನ ನೋಡ್ತಿರೋ ಆಚಾರ ವಿಗ್ರಹದ ಕೆಳಗೆ ಪಾದಗಳಿವೆ. ಒಮ್ಮೆ ತಾಯಿ ಮಂತ್ರಿಗೆ ಪಾರಾಯಣ ಮಾಡಿದ್ದೀವಿ, ಅದು ವಿಶೇಷ. ಆಚಾರ ವಿಚಾರ ಕೇಳ್ತಾನೆ, ಅವರು ಗ್ರಂಥ ಓದಿದ್ದರಿಂದ ವಿಶೇಷ ಸಿದ್ಧಿ, ಇನ್ನು ಹೆಚ್ಚು ಅನುಗ್ರಹ ಮಾಡ್ತಾರೆ. ಅದರಲ್ಲಿ ಬದ್ಧರಿಗೆ ಬರದೇ ಇರೋದನ್ನ ಸಂಪ್ರದಾಯ ಪದ್ಧತಿಯಲ್ಲಿ ಹೃಷಿಕೇ ಚಿತ್ರರು ಬರೀತಾರೆ. ಬದ್ಧರು ಹೇಳ್ಬಿಟ್ಟು ಎಲ್ಲ ಹೇಳಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ, ಎಲ್ಲ ಹೇಳಬೇಕು ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ನಿಮಗೆ ಆಚಾರ್ಯ ನೀವು ಎಲ್ಲ ಹೇಳೋದಕ್ಕೆ ಸಾಧ್ಯ ಇಲ್ಲ. ಗಮನಾಸರ ಸಂಕಥಾದಿ ಲೀಲಾಹ ಸ್ಮೃತಿ ಮಾತ್ರೇಣ ಭವಾಪವರ್ಗ ದಾತ್ರೀ ಕಥಮತ್ಯಮರಾಹ ಪ್ರಪಂಚೇಯು ನನು ಮಧ್ವಶ್ಯ ನ ಮಾತೃಶು ಅಲ್ಪಬೋಧಾ ಮಂದಬುದ್ಧೋ ಕರುಣಾಂ ಕ್ರಿಯಾಸು. ನಾನು ಮಂದಬುದ್ಧಿಯವನು ನಾನು ಹೇಳೋ ದೇವತೆಗಳಿಗೆ ಅಸಾಧ್ಯ, ಅದು ಗರುಡ ಪೀಠಾದಿಗಳು ಹೇಳಬೇಕು ಹೊರತು ನಮ್ಮಂಥವರಿಗೆ ತಿಳಿಯೋದೇ ಇಲ್ಲ. ನಾವು ಮಂದಬುದ್ಧಿ ಬೇರೆ ಜೊತೆಗೆ ಸ್ವಲ್ಪ ಹೇಳ್ತೇನೆ ಅಂತ ಹೇಳಿದ್ದ. ಕೃಷಿಕೇಶ್ ತೀರ್ಥರು ಬರೀತಾರೆ, ಒಂದು ಸತ್ಯ ತಾಯಿ ಅವ್ರ ಹೆಸರು ಹೇಳಿದ ಬುದ್ಧಿಗಳು ವೇದವತಿ ಅಂತ ಪ್ರಸಿದ್ಧ. ವಾಸುದೇವ ಊಟಕ್ಕೆ ಬಾ ಅಂತ ಕರೆದ್ರು ಅವ್ರು. ಅಲ್ಲಿದ್ದಾರೆ ವಿಮಾನಗಿರೋನಿದ್ದಾರೆ ಆಚಾರ್ಯ, ಎಲ್ಲ ಹೊರಗಿರ್ಬೋದು ಅಂತ ಕೂಡ ಕರೀತಾರೆ ಸರ್ ವಾಸುದೇವ ಬಾ ಅಂತೇಳಿ. ಅಂತ ಹೊತ್ತಿನಲ್ಲಿ ಆಚಾರ್ಯ ಅಲ್ಲಿದ್ದವ್ರಿಗೆ ಕೇಳಿಸಿದೆ, ಅದಕ್ಕೆ ವಾಯಸ್ಥಿತಿ ಎಷ್ಟು ದೂರ ಕೇಳಿಸ್ತದೆ ಅಂತ ಅರ್ಥ. ತಾಯಿ ಜೋರ ಕೂಗಿಲ್ಲ, ಜೋರ ಕೂಗಿದ್ರೆ ಕೇಳಿಸೋದಿಲ್ಲ. ಮತ್ತೆ ಇಲ್ಲಿಂದ ಅಲ್ಲಿ ಇವತ್ತು ಕೆಲಸ, ಅಲ್ಲಿ ಕೂತ್ಕೊಂಡೇ ಕೇಳಿಸೋದು ಕಷ್ಟ. ಬಂದು ಎಷ್ಟು ಇವತ್ತೇ ಕಾಡು, ಎಂಥ ದೊಡ್ಡ ಕಾಡಿದ್ದ ಕಾಲ ಅದು, ಇತ್ತೀಚೆಗೆ ಸಾಕಷ್ಟು ಕಡಿಮೆ ಹಾಕಿದ್ದಾರೆ. ಏನು ಕೇಳಿಸ್ಬೇಕು ಅದು ಆಚಾರ್ಯ ಕೇಳಿಸ್ತೇವೆ. ಅದಕ್ಕೆ ವಾಯುಸ್ತುತಿ ಬೇಗ ಫಲ ಕೊಡ್ತಾರೆ. ಮೊದಲು ನಿರ್ಧರಿಸ್ತಾರೆ ವಾಯು ಆಶು ದೇವ ಆಶು ಫಾಸ್ಟೆಸ್ಟ್ ಕ್ಯೂರ್ ಕೊಡೋದು ಅಂದರೆ ವಾಯುಸ್ತುತಿ. ಅದಕ್ಕೋಸ್ಕರ ವಾಸುದೇವ ಅಂತ ಕರೆಕ್ಟ್ ಆಚಾರ್ಯ ಏನು ಮಾಡಿದ್ರೆ ಅಂತ ತಾಯಿ ಕರೀತಾರೆ. ಕಡೆ ಮಾಡಬಾರ್ದು, ಮಾತೃದೇವೋ ಹೋಗಿ ಜಗತ್ತಿಗೆ ತೋರಿಸ್ಬೇಕಾಗಿದೆ. ತಾಯಿ ಮೇಲೆ ಎಷ್ಟು ಗೌರವ ಇರಬೇಕು, ಕೂಗಿದ್ರೆ ಬರೋದೇ ಇಲ್ಲ, ನೀನೇ ಬೇಕಾದ್ರೆ ಸಾಕಾರ ಹೋಗು ಅಂತ ಹೇಳಿಬಿಡ್ತಾರೆ. ಆಚಾರ್ಯ ತೋರಿಸ್ಕೊಡ್ತಾರೆ. ಯಾರು ತಾಯಿ ತಂದೆಯಲ್ಲಿ ಭಕ್ತಿ ಮಾಡ್ತಾರೆ ಅವರಿಗೆ ಶಾಸ್ತ್ರಾಧಿಕಾರ ಉಳಿದವರು ಇಲ್ಲ. ಕಷ್ಟ ತಂದ್ರೆ ತಿಮ್ಮಗೆ ಅಲ್ಲಿಂದ ಒಂದೇ ಸರ್ ಹಾರಿಬಿಟ್ಟರು, ಸೀದ ಮನೆ ಮುಂದೆ ಹಾರಿಬಿಟ್ಟು. ಅವ್ರು 100 ಯೋಜನೆ ಹಾರಿದವರು 56 ಯೋಜನೆ ದೂರ ಹಾರಿ ಬಂದವರು ವಾಪಸ್ ಸೀ. ಅವಾಗ ಬಂಡೆ ಬೇಡಿ ಹಾಗೆ ಅಂಕ ಹೇಳ್ತಾರೆ, ಅಣ್ಣೋ ಚರಣಯೋಹೋ ಅಂಕಯುಗ್ಮ ಅಶ್ಚರ್ಯ ಭೂತದ ಅಂತ. ಆ ಕಾಲಿನ ಸಿರಿಯ ಮೇಲೆ ಹಾಗೆ ಕಾಲು ಮೂಡಿತಾರೆ. ಆ ಪಾದಗಳು ವಜ್ರಾಯ ಸ್ವಾಮಿಗಳು ಏನು ಮಾಡಿದರು, ಅದ ಮೇಲೆ ಬರಬೇಕು ಪಕ್ಕದಲ್ಲೇ ಆಚಾರ್ಯ ವಿಗ್ರಹ ಪ್ರತಿಷ್ಠಾಪನೆ ಮಾಡುತ್ತಾರೆ. ಆ ಪಾದಗಳ ಗುರುತೇ ಪ್ರಧಾನವಾಗಿ ಪಾದಗಳ ಗುರುತು. ಆಚಾರ್ಯ ಎಷ್ಟು ವರ್ಷ, 3-4 ವರ್ಷ ಆಗ್ತೇನೆ ಅಲ್ಲಿಂದ ಇಲ್ಲಿಗೆ ಹಾಕ್ತಾರೆ. ಇದರಿಂದ ಏನು ಮಾಡಿದರು, ತಾಯಿ ಒಂದು ಕಡೆಗೆ ಮಾತೃದೇವೋಹವ ತೋರಿಸಿದರು, ಇನ್ನೊಂದು ಕಡೆಗೆ ತಾವು ಯಾರು ಅಂತ ತೋರಿಸ್ಬೇಕು, ಅಷ್ಟು ದೂರ ಬರಬೇಕಾದ್ರೆ. ಅವ್ರಿಗೆ ಕೇಳಿಸ್ತು ಇಮ್ಮಿಡಿಯೇಟ್ ಬಂದರು ಎರಡು ಹೇಳಿದ್ರು, ಕೇಳಿ ನೋ ರಿಪ್ಲೈ ಅಂದರೆ ಇಲ್ಲ, ಕೇಳಿಸಿ ತಕ್ಷ ಬಂದರು ಆಚಾರ್ಯ. ಅವರಿಗೆ ಕೇಳಿಸೋಕ್ಕೂ ಬರುತ್ತೆ ಬರಲಿಕ್ಕೂ ಬರುತ್ತೆ, ಹುಡುಗರಿಗೆ ಕೇಳಿಸಿದ್ರು ಕೂಡ ತಕ್ಷ ಬರಲಿಕ್ಕೆ ಆಗೋದಿಲ್ಲ. ಆಚಾರ್ಯ ಎರಡನ್ನೂ ತೋರಿಸಿಬಿಟ್ಟು ತಾವು ಭಕ್ತರನ್ನು ಕರೆದ್ರೆ ಬಂದೇ ಬರ್ತೀವಿ ಅಂತ ಹೇಳಿದ. ಅದಕ್ಕೆ ಮಾತರನೇ ಮಾತರಿಶ್ವನ್ ಪಿತರತಲ ಗುರು, ಅಲ್ಲಿ ತಾಯಿ ಕರೆದ್ರು, ನಾ ತಾಯಿ ಅಂತಲೇ ಅವ್ನು ಕರಿಬೇಕಷ್ಟೇ, ಮಾತಃ ಅಂತಲೇ ಶುರುವಾಗೋದು. ಮಾತರನೇ ಮಾತರಿಶ್ವನ್ ಪಿತಃ ಅಸುರ ಗುರು ಭ್ರಾತಃ ಇಷ್ಟ ಆಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯುಧ ಜನ್ಮ ಮೃತ್ಯಾಮಯಾನ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿತ್ಯಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ಎಷ್ಟು ಭಕ್ತಿ ರಕ್ಷಣೆ ಹೇಳ್ತಾರೆ ನೋಡಿ, ನಿರ್ವ್ಯಾಜಾಂ ನಿತ್ಯಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಭಕ್ತಿಂ ಆಶುದೇವ. ದೇವರಲ್ಲಿ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ, ಗೋವಿಂದನಲ್ಲಿ ಭಕ್ತಿ ಕೊಡಿ ನಿಮ್ಮಲ್ಲೂ ಭಕ್ತಿ ಕೊಡಿ. ಚಾ ತಾರತಮ್ಯ ಕ್ರಮದಲ್ಲಿ ಮತ್ತೆ ಚಾ ಅಂದರೆ ಉಳ ದೇವತೆಗಳಲ್ಲೂ ಕೊಡಿಸಿ, ಗುರುಗಳಲ್ಲೂ ಕೊಡಿಸಿ. ಚಕಾರಕ್ಕೆ ಶಾಸ್ತ್ರದಲ್ಲಿ ಬಹಳ ಅರ್ಥವಿದೆ ಅಂತ ಪ್ರಾರ್ಥನೆ ಮಾಡಿದರೆ ಬೇಗೊಡಿ, ಮತ್ತೆ ತಡ ಆದರೂ ಉಪಯೋಗಿಲ್ಲ. ಆಶುದೇವ ಅವ್ರಿಗೆ ಆಶುಗತಿ ಅಂತಲೇ ವಾಯುದೇವಿದೆ, ವೇಗ ಬರೋದು ಅಂತ ಹೇಳಿದ್ರೆ ವಾಯುದೇವರು. ಮನೋಜವಂ ಮಾರುತ ತುಲ್ಯ ವೇಗಂ ಅಂತ ಕೇಳಿಬಿಟ್ಟಿದ್ದೆ. ಮನಸ್ಸಿನ ವೇಗ ರುದ್ರದೇವರಾದರೆ ಅದಕ್ಕೂ ಮೀರಿಸಿದ ವೇಗ ವಾಯುದೇವರು. ಆದ್ದರಿಂದ ವಾಯುದೇವರು ಅನುಗ್ರಹ ಮಾಡ್ತಾರೆ, ಬೇಗ ಅನುಗ್ರಹ ಮಾಡ್ತಾರೆ, ಪೂರ್ಣಾನುಗ್ರಹ ಮಾಡ್ತಾರೆ. ಮೂರು ಮೂರು ಬೇಗ ಮತ್ತು ಪೂರ್ಣ ಆ ರೀತಿ ಮಾಡೋದರಿಂದ ಆಚಾರ್ಯರ ಮೇಲೆ ಅಷ್ಟನ್ನು ಭಕ್ತಿ ಮಾಡಿದಷ್ಟು ಪರಮ ಸಾರ್ಥಕ. ಜನ್ಮ ಜನ್ಮದ ಆಸ್ತಿ ಅದು. ಆಚಾರ್ಯ ಶ್ರೀಮದಾಚಾರ್ಯ ಸಂತುನೇ ಜನ್ಮ ಜನ್ಮನಿ ಅಂತ ಶ್ರೀಮದಾಚಾರ್ಯರು ಇಲ್ಲೇನು ಹಾರಿ ಬಂದಿದ್ದಾರೆ. ಅವರನ್ನು ಎಷ್ಟು ಸ್ಮರಣೆ ಮಾಡಿದರೂ ಕೂಡ ನಮ್ಮ ಜನ್ಮ ಪರಮ ಸಾರ್ಥಕವಾಗತಕ್ಕಂಥದ್ದು ಆಚಾರ್ಯ ಸ್ಮರಣೆಯಿಂದ. ಮಧ್ವರಾಯರ ಸ್ಮರಣೆ ಕುಲಕೋಟಿ ಉದ್ಧರಣೆ. ವಿಜಯದಾಸ ಹೇಳುತ್ತಾರೆ, ಮಧ್ವರಾಯರ ಸ್ಮರಣೆ ನಮ್ಮ ಉದ್ಧರಣೆ ಅಲ್ಲ, ಕುಲಕೋಟಿ ಉದ್ಧರಣೆ. ಕುಲಗಳ ಕೋಟಿ ಕೋಟಿ ಕುಲ ಉದ್ಧಾರ ಆಗುತ್ತೆ ಅಂತ ಹೇಳಿದ್ದ. ಅಂತ ಪಾವನವಾದ ಕ್ಷೇತ್ರ ಪಾವನ, ಪವನ ಅಂದರೆ ಪಾವನ, ಪವನ ಅಂದರೆ ವಾಯುದೇವರು, ಪವನ ಅಂದರೆ ಪಾವನ, ಪವನಶ್ಚ ಇದಂ ಪಾವನಂ ಅಂತ ತಿಳ್ಕೊಂಡ್ಬಿಟ್ರೆ ಅವರ ಮಧ್ವರೂಪ, ಅವರಿಗೆ ಸಂಬಂಧಪಟ್ಟ ಪಾದಕ ಕ್ಷೇತ್ರ, ಅವರಿಗೆ ಪಟ್ಟ ಪಾವನ ಭಾಷ್ಯ ಇದು. ಪಾವನ ಭಾಷ್ಯ ವಾಯುದೇವರ ಭಾಷ್ಯ, ಪಾವನ ಭಾಷ್ಯ ಪವಿತ್ರ ಭಾಷ್ಯ, ಉಳಿದ ಅಪಾವನ ಭಾಷ್ಯ ಅಪವಿತ್ರ ಭಾಷ್ಯ ಅಂತ. ಇದು ಪವಿತ್ರ ಸಹಜವಾಗಿ ಉಳಿದ ಅಪವಿತ್ರ, ಕಾರಣ ಹರಿಸರ್ವೋತ್ಸವಕ್ಕೆ ಹೇಳಿದವರು ಪಾವಿತ್ರ್ಯದಿಂದ ಬರ್ತದೆ. ಪವಿತ್ರಾಣಾಂ ಪವಿತ್ರನ್ಯೋ ಮಂಗಲಾನಾಂತ್ಯ ಮಂಗಲ, ದೇವರಿಗೆ ಸಂಬಂಧಪಟ್ಟಿದ್ದೆಲ್ಲ ಮಂಗಳ, ದೇವರಿಗೆ ಸಂಬಂಧಪಟ್ಟ ಹೋದ್ರೆ ಅವಂಗಳ. ಹರಿಯ ನೆನೆಸಿದ ದಿವಸ ಶುಭ ಮಂಗಳ, ಹರಿಯ ನೆನೆಸದ ದಿವಸ ಅವಮಂಗಳ. ವಿಜಯದಾಸರು ಸುಳಾದಿ, ಹರಿನಾಮ ಸುಳಾದಿ ಅಂತ ಹೇಳ್ತಾರೆ. ಹರಿಯ ನೆನೆಸಿದ ದಿವಸ ಶುಭ ಮಂಗಳ, ಹರಿಯ ನೆನೆಸದ ದಿವಸ ಅವಮಂಗಳ. ಅದು ಹರಿಯನ್ನು ಮಾತು ಮಾತಿಗೆ ಅಲ್ಲ, ಅಕ್ಷರ ಅಕ್ಷರದಲ್ಲಿ ಶಬ್ದ ಶಬ್ದಗಳಲ್ಲಿ ಧ್ವನಿ ಧ್ವನಿಗಳಲ್ಲಿ ಗುರುತಾಗಿ ಮಾಡಿಕೊಟ್ಟ ಗುರುಗಳು ಅಂದರೆ ಶ್ರೀಮನ್ ಮಧ್ವಾಚಾರ್ಯ. ಆದ್ದರಿಂದ ಅವರ ಭಾಷ್ಯವೇ ಭಾಷ್ಯ, ಹದಿನಾರು ಹದಿನಾರು ಪಾದಗಳು ಅವರು ಬರೆದ ಭಾಷ್ಯ, ಹದಿನಾರು ಪಾದಗಳ ಬ್ರಹ್ಮಸೂತ್ರಗಳಿಗೆ. ಸುಭದ್ರ ವಿಜಯ ಹದಿನಾರು ಸರ್ಗಗಳ ಕೃತಿ, ಅದು ಹದಿನಾರು ಇದು ಹದಿನಾರು. ಬ್ರಹ್ಮಸೂತ್ರ ಭಾಷ್ಯ ಹದಿನಾರು ಪಾದ ಆಯ್ತಲ್ಲ, ಅವರ ಚರಿತ್ರೆ ಹದಿನಾರು. ಅದಕ್ಕೆ ರೂಪವನ್ಯದಿವ ಧನ್ಯಮಾತ್ಮನಃ. ಬ್ರಹ್ಮಸೂತ್ರ ಭಾಷ್ಯ ಆದ ಅವರ ಗ್ರಂಥಗಳು ಹೇಗಿವೆ ಅಂದರೆ, ಆಚಾರ್ಯರ ಆಕೃತಿ ಅವರ ಕೃತಿ, ಆಕೃತಿ ಅಂದರೆ ಅವರ ರೂಪ, ಕೃತಿ ಅಂದರೆ ಗ್ರಂಥಗಳು. ರೂಪವನ್ಯದಿವ ಧನ್ಯಮಾತ್ಮನಃ, ಆಚಾರ್ಯರನ್ನು ನಾವು ಎಲ್ಲಿ ಕಾಣಬೇಕು ಅಂತ ಕೇಳಿದರೆ ಅವರ ಗ್ರಂಥಗಳಲ್ಲಿ ಕಾಣಬೇಕು ಅಂತ. ಅವರ ಗ್ರಂಥ ಓದಿದರೆ ಆಚಾರ್ಯ ಹೆಂಗೆ ಗೊತ್ತಾಗುತ್ತೆ? ಮಹಾಭಾರತ ಕಾತ್ರಣೆ ಮೂವತ್ತೆರಡು ಅಧ್ಯಾಯ, ಮೂವತ್ತೆರಡು ದ್ವಾಪರಿಂಶ ಲಕ್ಷಣೋಪೇತರು ಆಚಾರ್ಯರು. ಅದು ಮೂವತ್ತೆರಡು ಅಧ್ಯಾಯದಲ್ಲಿ ಸಮಗ್ರ ಮಹಾಭಾರತದ ಕಾತ್ರ ನಿರ್ಣಯವನ್ನು ನೆಪ ಮಾಡಿಕೊಂಡು ಇಡೀ ಶಾಸ್ತ್ರಾರ್ಥ ನಿರ್ಣಯ ಹೇಳಿದವರು ಶ್ರೀಮದ್ ಆಚಾರ್ಯ. ಸಮಸ್ತ ಶಾಸ್ತ್ರಾರ್ಥ ನಿರ್ಣಯೋಯಂ ವಿಶೇಷತೋ ಭಾರತ ವತ್ಮಚಾರಿ ಅಂತ ಆಚಾರ್ಯರು ಅಪೂರ್ವವಾದಂಥ ಬ್ರಹ್ಮಸೂತ್ರ ಭಾಷೆಯಲ್ಲಿ ಬರೆದಿದ್ದಾರೆ ಅಂತ ನೋಡಿದ್ದೇವೆ ಈಗಾಗಲೇ. ಅದರ ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಅವರೇ ಅನುಕರಣ ಮಾಡಿಕೊಡ್ತಾರೆ. ಅವರೇ ಏನಂತ, ಇಡೀ ಭಾಷ್ಯವನ್ನು ಪಾರಾಯಣ ಮಾಡಿ ಆಮೇಲೆ ತೀರ್ಥಪ್ರಸಾರ ಅನ್ನ ನಿಯಮ ಅವರು ಗುರುಗಳು ಅತ್ಯುತ ಪ್ರಯತ್ನ ಇಟ್ಕೊಂಡಿದ್ದರು. ಗುರುಗಳು ಮಾಡಿದ ಗ್ರಂಥ ಶಿಷ್ಯರು ಓದೋದು ಕಷ್ಟ, ಶಿಷ್ಯರಂತರೂ ಗುರುಗಳು ನಿತ್ಯದಲ್ಲಿ ಪಾರಾಯಣ ಮಾಡ್ತಾರೆ. ಇಡೀ ಬ್ರಹ್ಮಸೂತ್ರ ಇವತ್ತು ಎಷ್ಟೋ ಜನ ಸಮಗ್ರ ಬ್ರಹ್ಮಸೂತ್ರ ಭಾಷೆ ಪಾರಾಯಣ ಮಾಡ್ತಾರೆ. ಭಾಳ ಎಷ್ಟೊತ್ತು ಬೇಕಾಗುತ್ತೆ ಅಂತ ತಿಳ್ಕೊಳ್ಳಿ, ಮಧುರಿಕಿಂತ ಬೇಗ ಮುಗಿಯುತ್ತೆ, ಅದಕ್ಕಿಂತ ಚಿಕ್ಕದಾಗುತ್ತೆ. ಒಟ್ಟು ತಗೊಂಡ ಇನ್ನೂ ಬೇಗ ಮುಗಿದೋಗುತ್ತೆ. ಎಷ್ಟೋ ಜನ ಪೂರ್ತಿ ಪಾರಾಯಣ ಮಾಡ್ತಾರೆ ಇವತ್ತಿಗೂ ಕೂಡ. ಅವರು ಮಾಡ್ತಾ ಇದ್ದರು, ಒಂದು ಸಾಧನೆ ದ್ವಾದಶಿ ಬಂದಾಗ ಆಗಲೇ ಇದ್ದ ಮಾಡೋದಕ್ಕೋಸ್ಕರ, ಯಾಕೆ ಸಾಧನೆ ಬಹಳ ಮುಖ್ಯ. ದ್ವಾದಶ ದ್ವಾದಶಿ ಗ್ರಹಂತಿ ದ್ವಾದಶಿ ಜಾತಿ ಲಂಕಿತ ಅಂತ ಆಚಾರ್ಯರು. ದ್ವಾದಶಿ ಪಾಲನೆಗಳಾಗಿಲ್ಲ ವಿಷ್ಣುವ್ರತ, ಇದ್ರ ಬಿಡಾಗಿಲ್ಲ ವಿಷ್ಣು ಭಾಷ್ಯ, ವಿಷ್ಣುಕೃತ ಸೂತ್ರಗಳ ಭಾಷ್ಯ ಇದೆ. ಅದಕ್ಕೆ ಅವರು ತುಂಬ ಯೋಚನೆ ಮಾಡಿದಾಗ ಆಚಾರ್ಯ ತಕ್ಷಣ ಗುರುಗಳು ಯೋಚನೆ ಮಾಡಬೇಡಿ, ಅದಕ್ಕೊಂದು ಬರ್ಕೊಡ್ತೀವಿ ತಕ್ಷಣ ಇಡೀ ಭಾಷೆ ಪಾರಾಯಣ ಮಾಡಿದ ಫಲ ಬರಲಿಕ್ಕೆ ಅಂತೇಳಿ ಬರ್ಕೊಟ್ರಂತೆ, ಅದೇ ಅನುಭಾಷ್ಯ ಅಂತ ಹೆಸರಿಗೆ ಪಾರಾಯಣಕ್ಕೆ ಇಡೀ ಬ್ರಹ್ಮಸೂತ್ರದ ಸಾರ ಸಂಗ್ರಹ. ಈ ರೀತಿ ಬೇರೆ ಯಾವ ಭಾಷೆಕಾರರು ಬರೆದಿಲ್ಲ, ಅದಕ್ಕೆ ಎರಡೂ ಇಲ್ಲ, ಶಂಕರ ಭಾಷೆ ಅನುಶಂಕರ ಭಾಷೆ ಅಂತಿಲ್ಲ, ಆಮೇಲೆ ಅನು ರಾಮಾನುಜ ಭಾಷೆ ಅಂತಿಲ್ಲ, ಇಡೀ ಇದರೊಳಗೆ ಯಾವ ಭಾಷೆಗೂ ಅನುಭಾಷೆ ಇಲ್ಲ, ಮಧ್ವಾಚಾರ್ಯ ಒಬ್ಬರೇ ಅನುಭಾಷೆ ಬರೆದು. ಇದರ ಅರ್ಥ ಅಂದರೆ ಸಂಕ್ಷೇಪ ವಿಸ್ತಾರಾಭ್ಯಾಮಿ ಪ್ರವದಂತಿ ಮನೀಷಿಣ, ಒಬ್ಬ ಜ್ಞಾನಿಗಳಾದವರಿಗೆ ಬಹಳ ವಿಸ್ತಾರವಾಗಿ ಹೇಳೋದಕ್ಕೂ ಬರುತ್ತೆ, ಕಡಿಮೆ ಟೈಮಿದ್ದಾಗ ಚಿಕ್ಕನ ಹೇಳೋದಕ್ಕೂ ಬರುತ್ತೆ, ಕೆಲವು ದೊಡ್ಡದ ಹೇಳೋದಿಲ್ಲ ಭಾರಿ ಟೈಮ್ ಆಗುತ್ತೆ, ಚಿಕ್ಕದ ಹೇಳೋದಿಲ್ಲ ಭಾರಿ ಸಂಕೋಚ ಆಗುತ್ತೆ ಅಂತ ಹೇಳಿ ಹೇಳಿದರೆ ಅದು ಬರೋದಿಲ್ಲ ಅಂತ. ಅಂದರೆ ಕಂಡೆನ್ಸ್ ಮಾಡೋಕ್ಕೂ ಬರಬೇಕು, ಎಕ್ಸ್ಪ್ಯಾಂಡ್ ಮಾಡೋಕ್ಕೂ ಬರೋದು. ಆಚಾರ್ಯರು ಎಕ್ಸ್ಪ್ಯಾಂಡ್ ಮಾಡಿದ್ದು ಇದು, ಇನ್ನೂ ಎಕ್ಸ್ಪ್ಯಾಂಡ್ ಮಾಡಿದ್ದು ಅನುವ್ಯಾಖ್ಯ, ಕಂಡೆನ್ಸ್ ಮಾಡಿದ್ದು ಅನುಭಾಷೆ. ಎಷ್ಟರ ಮಟ್ಟಿಗೆ? ಬರೀ 32 ಶ್ಲೋಕ. ಇಡೀ ಮಹಾಭಾರತ ಇರೋದು 18 ಪರ್ವಗಳು. ಆಚಾರ್ಯ ಹೇಗೆ ಕಂಡೆನ್ಸ್ ಮಾಡ್ತಾರೆ ಯಮಕ ಭಾರತದಲ್ಲಿ ಅಂದರೆ 81 ಶ್ಲೋಕಗಳು, 18 ಈ ಕಡೆ ಇವರು 81, 18 ಪರ್ವಗಳ 100,000 ಶ್ಲೋಕಗಳ ಮಹಾಭಾರತದ ಯಶಸ್ಸನ್ನು ಬರೀ 81 ಶ್ಲೋಕದಲ್ಲಿ ಹೇಳ್ತಾರೆ. ಇಡೀ ಬ್ರಹ್ಮಸೂತ್ರ ಭಾಷ್ಯದ ಸಾರ ಸಂಗ್ರಹವನ್ನು ಬರೀ 32 ಶ್ಲೋಕದಲ್ಲಿ ಹೇಳ್ತಾರೆ. ಅದು ಏನು ಅನುಷ್ಠ ಶ್ಲೋಕಗಳು, ಮತ್ತೆ ದೊಡ್ಡ ದೊಡ್ಡ ಶ್ಲೋಕಗಳು ಅಲ್ಲಿ ಬಹಳ ಸರಳವಾದ ಶ್ಲೋಕಗಳಲ್ಲಿ ಹೇಳ್ತಾರೆ. ಇದು ಅವರ ಕೋಶ. ನಮಗೆ ನಿಜವಾಗಲೂ ಬ್ರಹ್ಮಸೂತ್ರ ಭಾಷೆಯನ್ನು ನಕ್ಷಲ್ ಬಹಳ ಸಮಗ್ರವಾಗಿ ಸಣ್ಣದಾಗಿ ಬೇಗ ಅರ್ಥ ಆಗಬೇಕು ಅಂತಿದ್ರೆ ಅಣುಭಾಷ್ಯವನ್ನು ಓದು. ಅಣುಭಾಷ್ಯ ಓದಾಗಾಯಿತು, ಪರಮೇಶ್ವರ ಭಾಷ್ಯದ ಮಂಗಳನ ಆದಾಗಾಯಿತು. ಆದ್ದರಿಂದ ಅದನ್ನು ಸಂಗ್ರಹವಾಗಿ ನೋಡಿದರೆ ಸರಿ. ನಾರಾಯಣಂ ಗುಣೈಸ್ತರ್ವೇ ರುಧೀರ್ಣಂ ದೋಷವರ್ಜಿತಂ ಜೇಯಂ ಗಮ್ಯಂ ಗುರುನಿತ್ಯಾಪಿ ನತ್ವ ಸೂತ್ರಾರ್ಥ ಉಚ್ಯತೆ. ಗುಣೈಹಿ ಸರ್ವೈಹಿ ಉದೀರ್ಣಂ ದೋಷವರ್ಜಿತಂ ನಾರಾಯಣಂ ನತ್ವ, ಸರ್ವಗುಣಗಳಿಂದ ತುಂಬಿದ ದೋಷವರ್ಜಿತಂ ದೋಷರಹಿತನಾದಂತಹ ನಾರಾಯಣನ್ ನಾರಾಯಣನನ್ನ ನತ್ವಾ ನಮಸ್ಕರಿಸಿ. ಮತ್ತಿನ್ನೇನಾಗಿದ್ದ ನಾರಾಯಣ ಅಂದರೆ ಜ್ಞೇಯಂ ನಾರಾಯಣಂ ನತ್ವ ಗಮ್ಯಂ ನಾರಾಯಣಂ ನತ್ವ ಗುಣೈಸ್ತರ್ವೈರ್ ಉದೀರ್ಣಂ ನಾರಾಯಣಂ ನತ್ವ ದೋಷವರ್ಜಿತಂ ನಾರಾಯಣಂ ನತ್ವ ಜ್ಞೇಯಂ ನಾರಾಯಣಂ ನತ್ವ ಗಮ್ಯಂ ನಾರಾಯಣಂ ನತ್ವ. 4 ಅಧ್ಯಾಯ ಇದೆ. ಅದಕ್ಕೆ ಸಮನ್ವಯ ಅಧ್ಯಾಯ, ಅವಿರೋಧಾಧ್ಯಾಯ, ಸಾಧನಾಧ್ಯಾಯ, ಫಲಾಧ್ಯಾಯ. ಅಧ್ಯಾಯಕ್ಕೆ ಮೊನ್ನೆ ನೋಡಿರೋದ್ರಿಂದ ಮತ್ತೆ ಹೇಳಬೇಕಾಗಿಲ್ಲ. ಆ ರೀತಿ ಹೇಳಿ ಗುರುಮುಖ್ಯ. ಗುರುಗಳು ಅಂದರೆ ವೇದವ್ಯಾಸದೇವರು. ಬೇರೆಯವರಿಗೆಲ್ಲ ದೇವರು ಬೇರೆ, ಗುರುಗಳು ಬೇರೆ. ಆಚಾರ್ಯರಿಗೆ ದೇವರ ಗುರುಗಳಾದ್ರಿಂದಾಗೇನೆ ಗುರುಮುಖ್ಯ ಈ ಮಾತನ್ನು ಅಲ್ಲಿ ಹೇಳ್ತಾರೆ. ಮದುವ್ಯಾಖ್ಯಾನದ ಹೇಳ್ಬೇಕಾದ್ರೆ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಡಾಂ ಗುರು ಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂತರೋಮ್ಯನ್ಮತಿ ಚಾಹಮೇವ. ಟೀಕಾರ ಹೇಳ್ತಾರೆ, ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ. ಉಳಿದವರು ಗುರುಗಳು ಬೇರೆ ಇರ್ತಾರೆ, ಇವರಿಗೆ ಆಚಾರ್ಯರಿಗೆ ಆಗಲ್ಲ. ತಮೇವ ಆ ನಾರಾಯಣನೇ ಗುರು ನನಗೆ. ಆಚಾರ್ಯ ಹೇಳ್ತಾರೆ ಮಹಾಭಾರತ ಪ್ರಣಯದ ಕೊನೆಗೆ, ಆನಂದ ತೀರ್ಥಾಖ್ಯ ಮುನಿ ಸುಪೂರ್ಣ ಪ್ರಜ್ಞಾಭಿರೋ ಗ್ರಂಥಮಿಮಂಚಕಾರ ನಾರಾಯಣೇನ ಅಭಿಹಿತೋ ಬದರಿಯಾಂ ತಸ್ಯೈವ ಶಿಷ್ಯ ಜಗದೇಕ ಹೊರತು ತಸ್ಯೈವ ಶಿಷ್ಯ ಮತ್ತು ಅನ್ಯೇಷಾಂ ಶಿಷ್ಯ. ಅಚ್ಯುತಪೇಕ್ಷ ಶಿಷ್ಯರಲ್ಲ ಆಚಾರ್ಯರು. ಅದಕ್ಕಾಗಿ ಗುರುಮುಖ್ಯ. ಗುರು ರೂಪದ ಹಯಗ್ರೀವ ವೇದವ್ಯಾಸಾದ ರೂಪಗಳಿಗೆ ನಮಸ್ಕಾರವನ್ನು ಮಾಡಿ ನತ್ವಾ ಸೂತ್ರಾರ್ಥ ಉಚಿತೈತೆ. ಸೂತ್ರಾರ್ಥವನ್ನು ಹೇಳುತ್ತೇವೆ. ಸೂತ್ರಾರ್ಥ ಅಂತ ಹೇಳಿದ್ರಿಂದ ಬ್ರಹ್ಮಸೂತ್ರ ಬರೀ ಬ್ರಹ್ಮಸೂತ್ರಾರ್ಥ ಅಂತ ಯಾಕೆ ಹೇಳಿಲ್ಲ ಅಂದರೆ ಸೂತ್ರ ಅಂದರೆ ಬ್ರಹ್ಮಸೂತ್ರನೇ. ಇವಾಗ ಯಾವಾಗಲೂ ಇನ್ನೊಂದು ಸೂತ್ರ ಇಲ್ಲ, ಇನ್ನೊಂದು ಸೂತ್ರಕ್ಕೆ ಅಧ್ಯಕ್ಷ ಹಾಕಿ. ಗೀತಾ ಅಂದರೆ ಭಗವದ್ಗೀತಾನೆ. ಇನ್ನೊಂದು ಅಧ್ಯಕ್ಷ ಹಾಕಿದರೆ ಗೋಪಿ ಗೀತಾ ಆಗಲ್ಲ, ಮತ್ತೆ ಆಮೇಲೆ ಬರೀ ಗೀತಾ ಭಗವದ್ಗೀತಾ. ಅದಕ್ಕೆ ಬರೀ ಸೂತ್ರ ಬ್ರಹ್ಮಸೂತ್ರಗಳಾದ್ದರಿಂದ ಅದಕ್ಕೆ ಅವರೇ ಹೇಳ್ತಾರೆ ನಿರ್ವಿಶೇಷಿತ ಸೂತ್ರತ್ವ ಬ್ರಹ್ಮಸೂತ್ರಾಣಾಮೇವ ಅಂತ ಹೇಳ್ತಾರೆ. ಅದಕ್ಕಾಗಿ ನತ್ವಾ ಸೂತ್ರಾರ್ಥ ಉಚ್ಯ. ಇದಕ್ಕೆ ಬನ್ನೇ ಹೇಳಿದಂತೆ ಸೂತ್ರಾರ್ಥ ಗೀತಾರ್ಥಂ ವಕ್ಷಾಮಿ ದೇಶತಃ ಇದ್ದಾಗೆ ಸೂತ್ರಾರ್ಥವನ್ನೇ ಹೇಳ್ತೇವೆ ಹೊರತು ನಾವೇನೋ ಇಲ್ಲಿ ಬಂದು ಸೇರಿಸಿ ಹೇಳೋದಕ್ಕೆ ಹೋಗೋದಿಲ್ಲ. ಹುಡುಗರು ಸೂತ್ರಾರ್ಥ ಹೇಳ್ತೇವೆ ಅಂತ ಹೇಳಿ ಸೂತ್ರಕ್ಕೆ ವಿರುದ್ಧಾರ್ಥ ಹೇಳಿದ್ರಿ. ಮತ್ತೆ ಸೂತ್ರ ಅನುತ್ತಾರ್ಥ ಹೇಳಿದ್ದಲ್ಲ ವಿರುದ್ಧಾರ್ಥ ಹೇಳಿಬಿಟ್ರು, ನಾವು ಹಾಗಲ್ಲ ಸೂತ್ರಾರ್ಥವನ್ನೇ ಹೇಳ್ತೇವೆ ಉಚ್ಯತೆ. ಈಗಾಗಲೇ ಇದಕ್ಕೆ ಆ ವಿಷಯ ಬರಲಿಲ್ಲ, ಯಾಕಂದ್ರೆ ಗೀತಾ ಪ್ರಮೇಧಿಗಳು ಬರೆದು ಬಿಟ್ಟಿದ್ದಾರೆ. ಆದ್ದರಿಂದ ಉಕ್ತಮ್ನೋ ವೃತ್ತಿ ಪೂಜಾ ಉತ್ತರ ಹೇಳಿದ್ರೆ ಮತ್ತೆ ಹೇಳೋದಿಲ್ಲ, ಅದು ಎಕ್ಸ್ಚೇಂಜ್ ಮಾಡ್ಕೋಬೇಕು, ಆರ್ಗ್ಯುಮೆಂಟ್ನಲ್ಲಿ ಸೇರಿಸ್ಕೋಬೇಕು. ಏನದು ಈ ಮೊದಲ ಅಧ್ಯಾಯ ಇವರು ಕೂಡ ಹೇಗೆ 4 ಅಧ್ಯಾಯ, ಇವರು 4 ಅಧ್ಯಾಯ ಮಾಡಿದ್ದ 4 ಅಧ್ಯಾಯ ಬ್ರಹ್ಮಸೂತ್ರಗಳಿಗೆ 4 ಅಧ್ಯಾಯದ ಅನುಭಾಷ್ಯ. ವಿಷ್ಣುರೇವ ವಿಧಿಜ್ಞಾಸ್ಯ ಸರ್ವಕರ್ತ ಆಗಬೋಧಿತ ಸಮನ್ವಯಾಧೀಕ್ಷತೆಶ್ಚ ಪೂರ್ಣಾನಂದೋ ಅಂತರಸ್ಥವತ್ ವಿಷ್ಣುರೇವ ವಿಧಿಜ್ಞಾಸ್ಯ ವಿಷ್ಣು ಏವ ವಿಧಿಜ್ಞಾಸ್ಯ ಸರ್ವಕರ್ತ ಆಗಬೋಧಿತ ಸಮನ್ವಯ ಈಚ್ಛತೆ ಚ ಪೂರ್ಣಾನಂದ ಅಂತರ ಖವ. ಅದು ಹೇಗೆ ಸರಿಯಾಗಿ ಓದ್ಕೊಂಡು ಹೇಗೆ ಬರಬೇಕು ಅಂದರೆ ಅರ್ಥ ಸಂಗ್ರಹ ಆಗ್ತಾ ಇಲ್ಲ, ಅಧಿಕರಣವೇ ಸಂಗ್ರಹ ಮಾಡ್ತಾ ಹೋಗ್ತಾರೆ. ರಾಯರ ತತ್ವಮಂಜರಿ ಅಂತ ಇದಕ್ಕೆ ವ್ಯಾಖ್ಯಾನ ಬರೋದು. ತತ್ವಮಂಜರಿ ಟೀಕಾ ರಾಯರು ಪ್ರತಿಯೊಂದರೂ ತೋರಿಸ್ತಾರೆ, ಈ ಸೂತ್ರ ಎಷ್ಟೆಷ್ಟು ಅಧಿಕರಣ ಕವರ್ ಆಗ್ತದೆ ಅಂತ ಅಂತಾರೆ. ಆ ಅಧಿಕರಣ ಎಷ್ಟು ಸೂತ್ರಗಳೇ ಹೇಳ್ತಾರೆ. ಅದು ಆಚಾರ್ಯ ಏನೋ ಮಾಡಬೇಕು ಅಂತ ಸುಮ್ಮನೆ ಸಂಕ್ಷಿಪ್ತ ಅಂತೇಳಿ ಮಾಡಿದ್ದಲ್ಲ, ಸಮಗ್ರ ಸಂಕ್ಷಿಪ್ತ. ಆ ನೋಡಿದಾಗ ಅಷ್ಟು ರೀತಿ ರಿಪೀಟಪ್ ಮಾಡೋದಕ್ಕೆ ಬಹಳ ಕಷ್ಟ ಅದು. ಅದರಲ್ಲೂ ಮತ್ತೆ ಆಚಾರ್ಯರು ತಾವು ಸಾಕ್ಷಾತ್ ವಾಯುದೇವರು ತೋರಿಸಿಕೊಡ್ತಾರೆ. ಅದನ್ನು ನೋಡ್ತಕ್ಕ ಅರ್ಥ ಆಗೋದಿಲ್ಲ. ತತ್ವಮಂಜರಿ ಇತ್ಯಾದಿಗಳು ಓದಿದಾಗ ಯಥಾಪ ಹೇಳಿ ಹೆಸರು ಅನುಭಾಷ್ಯ ಯಥಾ ಪ್ರಕಾರ ಓದಿದ್ರೆ ದಿವಸಕ್ಕೆ 5-6 ತಿಂಗಳು ಪಾಠ ಅದು. ಅಷ್ಟರ ಮಟ್ಟಿಗೆ ವಿಸ್ತಾರ ಮಾಡಿದ್ದಾರೆ ರಾಯರು. ಅದು ಒಂದ್ರ ಮೇಲೆ ಸುಮಾರು 20-25 ಟೀಕಾ ಸಿಗ್ತದೆ ಅನುಭಾಷ್ಯ ಒಂದ್ರ ಮೇಲೆ. ಅತಿ ಪ್ರಾಚೀನ ಟೀಕಾ ನಾರಾಯಣ ಪಂಡಿತರು ಬರೆದಿದ್ದು ಪ್ರಸಿದ್ಧಿ ಇರೋದಿದೆ. ಪ್ರಕಟವಾಗಿರೋದ್ರಲ್ಲಿ ಪ್ರಸಿದ್ಧವಾದದ್ದು ಆನಂದಮಾಲಾ ಅಂತ ಹೇಳಿ ನಾರಾಯಣ ಪಂಡಿತರ ಮಕ್ಕಳು ಬರೆದಿದ್ದು ಅಂತ ಹೇಳಿ, ಅದಕ್ಕೆ ವಾಮನ ಪಂಡಿತರು ಅಂತ ಅವ್ರ ಹೆಸರು, ಅವರು ಬರೆದ ಆನಂದಮಾಲಾ ಅನ್ನೋ ಪ್ರಸಿದ್ಧ. ಅತಿ ವಿಸ್ತಾರ ಅಂತ ಹೇಳಿದ್ರೆ ರಾಯರ ತತ್ವಮಂಜರಿ. ಇನ್ನು ತುಂಬಾ ಜನರು ಸಿದ್ಧಿದ್ರೆ ಶ್ರೀವಾಸ್ತಿತ್ತು ಚಲಾರಿ ಆಚಾರ್ಯರು ಬದಲಾಗಿ ಬಹಳಷ್ಟು ವಿಜೇಂದ್ರ ಸಾವಂತ ಬರೆದಾದ ಪ್ರತೀತಿ ಉಂಟು. ಅವರೆಲ್ಲರ ಚಿತ್ರಟೀಕೆಗಳು ಇರುತ್ತು. ಅಂದ್ರೆ ಆಚಾರ್ಯರಂತೂ ಸಣ್ಣದಂತ ನೆಗ್ಲೆಕ್ಟ್ ಮಾಡಕ್ಕೆ ಹೋಗಬೇಡಿ, ಅದು ಸಮಗ್ರ. ಮುಂದೆ ಹೇಳ್ತಾರೆ, ವಿಷ್ಣುರೇವ ವಿಜಿಜ್ಞಾಸ್ಯ ಯಾವುದದು ಅಥಾತೋ ಬ್ರಹ್ಮ ಜಿಜ್ಞಾಸ. ಅದಕ್ಕೆ ಅರ್ಥ ವಿಷ್ಣು, ಅಲ್ಲಿ ಬ್ರಹ್ಮ ಅಂತಿದ್ರೆ ವಿಷ್ಣು ಅಂತ ಬರೆದು. ಕಾರಣ ಏನಂದ್ರೆ ಬ್ರಹ್ಮಚರ್ಯದ ವಿಶ್ವಾವೇವ ಅಂತ ಹೇಳಿದ್ದಾರೆ. ಬ್ರಹ್ಮಚರ್ಯದ ವಿಶ್ವಾವೇವ ಅಂತ ಹೇಳಿದ್ರಿಂದ ಬ್ರಹ್ಮ ಭಾಷೆಗೆ ಅನುಗುಣವಾಗಿ ವಿಷ್ಣುರೇವ ವಿಜಿಜ್ಞಾಸ್ಯ. ವಿಷ್ಣುವನ್ನೇ ತಿಳಿಬೇಕು, ಬೇರೆ ಯಾರನ್ನು ತಿಳ್ಕೊಂಡ್ರೆ ಪ್ರಯೋಜನ ಇಲ್ಲ. ಯಾಕೆ ಯಾರನ್ನು ತಿಳ್ಕೊಂಡ್ರೆ ನಾವು ಮೋಕ್ಷಕ್ಕೆ ಹೋಗ್ತೇವೆ, ಅವರು ತಿಳ್ಕೊಬೇಕು ನಾವು. ಯಾವುದನ್ನು ಓದಿದರೆ ಪಾಸ್ ಆಗ್ತಾನೋ ಅದು ಟೆಕ್ಸ್ಟ್ ಬುಕ್, ಅದು ಇಲ್ಲವರು ಟೆಕ್ಸ್ಟ್ ಬುಕ್ ಆಗೋದಿಲ್ಲ. ಇವತ್ತು ಮೋಕ್ಷದ ಟೆಕ್ಸ್ಟ್ ಬುಕ್ ಅಂದರೆ ಬ್ರಹ್ಮಸೂತ್ರಗಳು ಶಾಸ್ತ್ರಗಳು, ವಿಷಯ ಆದರೆ ನಾರಾಯಣ. ವಿಷ್ಣುರೇವ ವಿಜಿಜ್ಞಾಸ್ಯ, ಜಿಜ್ಞಾಸ್ಯ ವಿಜಿಜ್ಞಾಸ್ಯ. ಕರ್ಮಾದಿಗಳಿಗೆ ಜಿಜ್ಞಾಸ್ಯತ್ವ ಉಂಟು, ಅದು ಅವತಾರ ಜಿಜ್ಞಾಸ್ಯತ್ವ. ಪ್ರಮುಖ ಮುಖ್ಯ ಮಹಾಪತಾಪ್ತರದ ಜಿಜ್ಞಾಸ್ಯತ್ವ ಅಂದರೆ ನಾರಾಯಣನಿಗೆ ಅತಿ ವಿಜಿಜ್ಞಾಸ್ಯ. ಇದೆಲ್ಲ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಸಂಗ್ರಹ ಹೌದು, ವಿವರಣೆ ಕೂಡ ಹೌದು. ಮತ್ತೆ ಅಥಾತೋ ಬ್ರಹ್ಮ ಜಿಜ್ಞಾಸ, ಅಥಾತೋ ಬ್ರಹ್ಮ ವಿಜಿಜ್ಞಾಸ ಕರ್ತವ್ಯ ಅಂತ ಹೇಳ್ತಾರೆ. ವಿಶೇಷ ಜಿಜ್ಞಾಸೆ ಮಾಡಬೇಕು. ಮತ್ತು ವಾಯುದೇವರಿಗೆ ಜಿಜ್ಞಾಸೆ ಮಾಡ್ತೇವೆ, ಯಾಕೆಂದರೆ ದೇವರ ಭಕ್ತರು ಅಂತ ಜಿಜ್ಞಾಸೆ ಮಾಡ್ತೇವೆ ನಾವು. ಅದೇ ರೀತಿ ದೇವತೆಗಳ ಬಗ್ಗೆ ಮಾಡ್ತೇವೆ, ಸ್ನಾನ ಸಂಧಾನದ ಬಗ್ಗೆ ಮಾಡ್ತೇವೆ. ಯಾಕೆ ದೇವರು ಕನೆಕ್ಟ್ ಆಗೋದಿಲ್ಲ, ಡೈರೆಕ್ಟ್ ಅಂದರೆ ನಾರಾಯಣನ ಜಿಜ್ಞಾಸನೆ ಮಾಡಬೇಕು. ವಿಷ್ಣುರೇವ ವಿಲಕ್ಷಣತೆಯ ಜಿಜ್ಞಾಸ್ಯ, ವಿಶಿಷ್ಟತೆಯ ಜಿಜ್ಞಾಸ್ಯ. ಮತ್ತೆ ಅದಕ್ಕೆ ಅರ್ಥ ಅದಕ್ಕೆ ಇದಕ್ಕೆಲ್ಲ ಬರಲಿಲ್ಲ. ಅಲ್ಲಿ ಬರೀತಾರೆ ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ಒಂದೇ ನಿರ್ದೋಷಾಶೇಷ ಸದ್ಗುಣಂ ಉಚ್ಚುತತ್ವದಿನಡೆಯ ಮಂಗಲ ಶ್ಲೋಕ. ಅಲ್ಲಿ ಸದಾಗಮೇಕ ವಿಜ್ಞೇಯಂ ಅಂತ ಪದ ಇದೆ. ಟೀಕಾರಾಯಣರು ವಿಗೆ ಅರ್ಥ ಬರೀತಾರೆ. ವಿ ಅಂದ್ರೆ ಏನು? ವಿಶಿಷ್ಟತೆಯ ವಿಲಕ್ಷಣತೆಯ ಅಂತ ಬರೀತಾರೆ. ಇಲ್ಲಿ ಸೇರಿಸ್ಕೊಳ್ಬೇಕಾದ್ರೆ ನಾಳೆ ವಿಶಿಷ್ಟತೆಯ ಜಿಜ್ಞಾಸ್ಯ, ವಿಲಕ್ಷಣತೆಯ ಜಿಜ್ಞಾಸ್ಯ. ವಿಶಿಷ್ಟ ಅಂದ್ರೇನು? ಸರ್ವೋತ್ತಮ ಅಂತ ತಿಳ್ಕೋಬೇಕು. ವಿಲಕ್ಷಣ ಅಂದ್ರೇನು? ಜೀವಜನಗಳಿಂದ ಭಿನ್ನ ಅಂತ ತಿಳ್ಕೋಬೇಕು. ವಿಜಿಜ್ಞಾಸೆ ಅಂತಕ್ಕೆ ಅರ್ಥ ಅಲ್ಲಿ ತಿಳ್ಕೊಂಡಾಗ ಇಲ್ಲಿ ಉಳಿದ ಮಾತುಗಳು ಅಲ್ಲಲ್ಲೇ ಹೋಗ್ಬಿಡುತ್ತೆ, ಅರ್ಥವನ್ನೇ ಸೇರ್ಕೊಂಡ್ಬಿಡ್ತಾರೆ. ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತ. ಯಾರು ವಿಷ್ಣು ಏನಾಗಿದ್ದಾರೆ? ಸರ್ವಕರ್ತ ಜನ್ಮಾದ್ಯತಃ ಓ. ಅಲ್ಲಿ ಸರ್ವ ಅಂತ ಹೇಳಿದಾಗ ಏನು ಮಾಡಿದ್ರು? ಉತ್ಪತ್ತಿ ಸ್ಥಿತಿ ಸಂಹಾರ ನೇತಿಯ ಜ್ಞಾನಮಾವೃತಿ ಬಂಧ ಮೋತ್ಸವ ಚ ಪುರುಷ ಯಸ್ಮಾತ್ ಹರಿರೇ ಕರಾಟ್ ಅಂತ ಹೇಳಿ. ಇಲ್ಲಿ ಸರ್ವಕರ್ತ, ಎಲ್ಲರೂ ಕರ್ತ. ರವಿವೇಶ್ಚಂದ್ರ ಹೇಳ್ತಾರೆ, ನಾರಾಯಣನ ದೇಹದ ಪೂರ್ಣ ಗುಣೈಕ ದೇಹಂ ನಿರ್ದೋಷಮಪ್ಯದಮಚರೈಸು ವಾಕ್ಯೈ ಅಶೋದ್ಭವಾದಿದಂ ಅಶೇಷ ವಿಶೇಷತೋಪಿ ಅಂತ ಹೇಳ್ತಾರೆ. ಅಶೇಷ ವಿಶೇಷತೋಪಿ ಅಲ್ಲಿ ಸರ್ವಕರ್ತ, ಇಲ್ಲಿ ಅಲ್ಲಿ ಅಷ್ಟಕರ್ತ ಅಂತಾರೆ. ಅಷ್ಟ ಇದು ಕೊಟ್ಟು ಸರ್ವ ಇದು ಕೊಟ್ಟು ಅಶೇಷ ವಿಶೇಷತ ಅಂತ ಅರ್ಥ. ಒಂದು ಆಚಾರ್ಯ ಮಾತುಗಳೇ ಅವ್ರ ಮಾತು ವಿವರಣೆಗಳಲ್ಲ ಕೂಡ. ಪರಮಾ ಉಳಿದ್ದು ತಮಾಷೆ ಅಂದರೆ ಉಳಿದವರು ಬ್ರಹ್ಮಸೂತ್ರ ಭಾಷೆ ಬರೋದು. ಬ್ರಹ್ಮ ಅಂದರೆ ಯಾರೋ ಅರ್ಥನೇ ಇಲ್ಲ, ಬಂದು ಬ್ರಹ್ಮಶಬ್ದಕ್ಕೆ ಅರ್ಥ ಇಲ್ಲ. ಮುಗಿತ ಕಥೆ ಮುಗಿತು, ಆಸಕ್ತಿ ಇಲ್ಲ, ಆಸಕ್ತಿ ಇಲ್ಲ, ಯಾವುದಕ್ಕೂ ಇಲ್ಲ. ಆಮೇಲೆ ಜನ್ಮಾದ್ಯಸ್ಥರ ಅಂತ ಅಲ್ಲ, ಅದು ಕೂಡ ಅಷ್ಟೇ. ದೇವರು ಮೂರ್ಖ ಅರ್ಥ ಅಷ್ಟೇ. ಶೀತಲೆಯ ಮೂರೇ ಮಾಡ್ತಾರೆ. ಮೂರು ಧೈರ್ಯ ಮಾಡಬೇಕಾಗಿದ್ರೆ ಎಷ್ಟು ದೋಷಗಳು ಅಂದರೆ ಬರೀ ಫುಲ್ ಆಫ್ ಮಿಸ್ಟೇಕ್ಸ್. ಮತ್ತೆ ಬರೀ ಮಿಸ್ಟೇಕ್ಸ್ ಅಲ್ಲ, ಫುಲ್ ಆಫ್ ಮೇಜರ್ ಮಿಸ್ಟೇಕ್ ಇಲ್ಲಿ ಬರಲಿಲ್ಲ. ಅಥವಾ ಪ್ರತಿಯೊಂದನ್ನು ಹೇಳ್ತಾ ಹೋಗ್ತಾರೆ. ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತ ಆಗಮೋದಿತ. ಸರ್ವಕರ್ತ ಅಂತ ಹೇಳಿದ್ರಿಂದ ನಾಹಂಕರ್ತ ಹರಿಕರ್ತ ಅನುಸಂಧಾನ ಮಾಡಕ್ಕೆ ಅನುಕೂಲ. ನಾಹಂಕರ್ತ ಹರಿಕರ್ತ ವಿಷ್ಣು ಸರ್ವಕರ್ತನಾದ್ರಿಂದ ಹರಿಕರ್ತ ಆಗಮೋದಿತ ಉಭ್ಯಾಕ್ರಯೋನಿತ್ವಾತೋ. ಮುಂದೆ ಆಗಮೈ ಅಲ್ಲಿ ಆ ಶಾಸ್ತ್ರ ಅಂದ್ರೆ ಆಗಮ ಅಂತ ಹೇಳಿದರು. ಅಂದರೆ ಶಾಸ್ತ್ರ ಇದ್ದುಕೊಳ್ತ ಆಗಮ. ಆ ಸಮ್ಯಕ್ ಗಮಯತಿ ಬ್ರಹ್ಮಾನಂದಿತಿ ಆಗಮ ಅಂತ ಹೇಳಿದಾಗ ದೇವರನ್ನು ತಿಳಿಸ್ಕೊಟ್ರೆ ಆಗಮ, ಯಾವುದೋ ತಿಳಿಸ್ಕೊಟ್ರೆ ಆಗಮ ಅಲ್ಲ. ಬೇರೆ ಯಾವ ಮತಗಳಿಗೆ ಆಗಮ ಅಂತ ಕರಿಬಾರದು. ಏಕೆ ಸಮ್ಯಕ್ ತಿಳಿಸ್ಕೊಡೋದಿಲ್ಲ, ವಿರುದ್ಧ ತಿಳಿಸ್ಕೊಡ್ತಿರೋದ್ರಿಂದ ಆಗಮ. ಸಮ್ಯಕ್ ತಿಳಿಸ್ಕೊಡೋದು ಶಾಸ್ತ್ರ ಒಂದೇ ಆದ್ದರಿಂದ ಸರ್ವ ಆಗಮೋದಿತ ಶಾಸ್ತ್ರಯೋಗಿತ್ವ ಆಗಮೈಹಿ ಉದಿತ ಎಲ್ಲಿ ಉದಿತ ಸರ್ವ ಸರ್ವಶಬ್ದೋದಿತ ಅಂತ ಅರ್ಥ ಸರ್ವಶಬ್ದ ವಾಚ್ಯತ್ವ ಪರಮಾತ್ಮನಿಗಿದೆ ಸಮನ್ವಯಾಧೀಕ್ಷತೆ ಪೂರ್ಣಾನಂದೋ ಅಂತರಕ್ಷವ ಸಮನ್ವಯ ಅಂತದ್ದು ಸಮನ್ವಯ ಆತೋ ಪ್ರತಿಯೊಂದು ಅಧಿಕರಣಕ್ಕೊಂದು ಸೂತ್ರ ಅದು ಪೂರ್ತಿ ಒಂದು ಪದದಲ್ಲಿ ಅರ್ಥ ಹೇಳ್ಬಿಡ್ತಾರೆ ಹಾಗೆ ಸಮನ್ವಯ ಇದನ್ನು ಹೇಗೆ ಗೊತ್ತಾಗುತ್ತೆ ಸರಿಯಾಗಿ ಅರ್ಥ ಮಾಡ್ಕೊಂಡು ಗೊತ್ತು ಅನ್ವಯ ಮಾಡ್ಕೋಬೇಕಾಗ ಸುಮ್ಮನೆ ಮೇಲ್ನೋಟಕ್ಕೆ ಅರ್ಥ ಆಗೋದಿಲ್ಲ ಸಮನ್ವಯ ಮಾಡ್ಕೋಬೇಕಾಗ ಎಷ್ಟು ತರ್ತಾರೆ ಯಾವುದು ಎಲೆಕ್ಟ್ರಾನಿಕ್ ಗುಡ್ ಮೈ ತಂದುಬಿಡ್ತಾರೆ ಈ ಥರ ಸುಮ್ಮನೆ ಜೋಡಿಸ್ಬಿಟ್ಟಿರ್ತಾರೆ ಅಸೆಂಬಲ್ ಮಾಡ್ಬೇಕಾದ್ರೆ ಎಲ್ಲರೂ ಎಲ್ಲರೂ ಸೇರಿಬಿಟ್ಟು ಉಚ್ಚಿಟ್ಟಾಗೋಗ್ಬಿಡುತ್ತಾರೆ ಕರೆಕ್ಟಾಗಿ ಅಲ್ಲಿ ಸೇರಿಸ್ಬಿಟ್ಟು ಕರೆಕ್ಟ್ ಸೆಟ್ ಆಗಿಬಿಡುತ್ತೆ ಆ ರೀತಿ ಟೇಬಲ್ ಡಿಸ್ಪ್ಯಾಂಟ್ ಮಾಡಿರ್ತಾರೆ ಮತ್ತು ಜೋಡಿಸ್ಬೇಕಾದ್ರೆ ಇಲ್ಲ ಹೋದ್ರೆ ಶೂಟ್ ಆಗೋದಲ್ಲ ಒಂದಕ್ಕೊಂದು ಮ್ಯಾಚೇ ಆಗೋದಿಲ್ಲ ಅದಕ್ಕೆ ಸಮನ್ವಯ ಅನಂತ ನಾಲ್ಕಾರು ಪಾರ್ಟ್ಸನ್ನು ಮಾಡೋಕ್ಕೆ ಬರೋದಿಲ್ಲ ನಮಗೆ ಅನಂತ ವೇದ ಸಮನ್ವಯ ಮಾಡಬೇಕು ಅದಕ್ಕೆ ಸಮನ್ವಯ ಅಂತ ಹೇಳಿ ಆಚಾರ್ಯ ಬರೀತಾರೆ ಸಮನ್ವಯ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿದರು ನಮ್ಗೆ ಮಾಡೋಕ್ಕೂ ಬರೋದಿಲ್ಲ ಅಂತ ಗೊತ್ತಾಗಿದ್ದರಿಂದ ಅವ್ರು ಏನು ಮಾಡಿದರು ಮಾಡಿ ತೋರಿಸಿದ್ರು ಅದನ್ನು ಹೇಗೆ ಮಾಡಬೇಕು ಅಂತ ಅದು ಮಹಾ ಸಮನ್ವಯ ಮಾಡೋದನ್ನು ಕ್ರಮ ತೋರಿಸೋಕ್ಕೆ ಅವರು ಬಿಟ್ಟರೆ ಯಾರಿಗೆ ಸಾಧ್ಯ ಅಂತ ಹೇಳಿದ್ರು ಸಂಬೃತೇ ವಿಷ್ಣು ಅವ್ಯಯಂ ವಿಷ್ಣು ಅವ್ಯಯನಾದ ವಿಷ್ಣುವಿನ ಹೊರತು ಬೇರೆ ಯಾರಿಗೂ ಕೂಡ ಸಮನ್ವಯ ಮಾಡೋಕ್ಕೆ ಬರೋದಿಲ್ಲ ಅಡುಗೆಯವ್ರು ನೋಡಿ ಎಲ್ಲ ಪದಾರ್ಥ ಅಲ್ಲೇ ಇರುತ್ತೆ ಹಾಕೋದಕ್ಕೆ ಅಡುಗೆಯವ್ರು ಬರ್ಬೋದು ಬಗ್ಗೆ ನಾವು ಹಾಕಿದ್ರೆ ಊಟ ಮಾಡೋದಿಲ್ಲ ಆಗ್ತದೆ ಊಟ ಮಾಡಬೇಕು ಮಾಡಬೇಕಾದ್ರೆ ಎಕ್ಸ್ಪರ್ಟ್ ಬಂದು ಮಾಡಬೇಕು ಇರೋ ಪದಾರ್ಥಗಳೇ ಅದು ಜೋಡಿಸೋದು ಬೇಕಲ್ಲ ಅದಕ್ಕೆ ಎಕ್ಸ್ಪರ್ಟ್ ಕುಕ್ ಆಗಬೇಕು ಅದಕ್ಕೋಸ್ಕರ ಇಲ್ಲಿ ಎಕ್ಸ್ಪರ್ಟ್ ಇವ್ರು ಬೇಕು ವೇದವ್ಯಾಸವರು ಅವ್ರು ಮಾಡಿ ತೋರಿಸಿಬಿಡ್ತಾರೆ ಆಗಮೋದಿತ ಸಮನ್ವಯ ಈಕ್ಷತೆ ಹೇಚ ಮುಂದೆ ಈಕ್ಷತೆ ನಾಶಬ್ದಮ್ಮು ಆ ಅಧಿಕಾರ ಈಕ್ಷತ್ಯಧಿಕರಣ ಬಂದರು ಪರಮಾತ್ಮ ಅವಾಚ್ಯನಲ್ಲ ವಾಚ್ಯನಾಗಿದ್ದಾನೆ ಪೂರ್ಣಾನಂದ ಅಂತರ ಖವತ್ ಅದಕ್ಕೇನೆ ಆನಂದಮಯೋ ಅಭ್ಯಾಸ ಓಂ ಅಂತರ ಖವತ್ ಆಕಾಶ ಎಲ್ಲ ಪದಗಳು ಆಯಾ ಪದದಿಂದ ಹೇಳ್ತಾ ಹೋಗ್ತಾರೆ ಆಚಾರ ಚಿಕ್ಕದ್ ಮಾಡ್ಬೇಕಲ್ಲ ಆಕಾಶ ದೊಡ್ಡದಾಗತ್ತೆ ಖ ಅಂದ್ರೆ ಮುಂದೆ ಖ ಒನ್ ವರ್ಡ್ ಒನ್ ಲೆಟರ್ ಅಷ್ಟೇ ಖವತ್ ಪ್ರಣೇತ ಜ್ಯೋತಿರಿತ್ಯಾಜ್ಯೈ ಪ್ರಸಿದ್ಧೈರನ್ಯ ವಸ್ತುಷು ಉಚ್ಯತೆ ವಿಷ್ಣುರೇ ವೈಕಃ ಸರ್ವೈ ಸರ್ವಗುಣಸ್ವತಃ ಪ್ರಣೇತ ಜ್ಯೋತಿ ಇತ್ಯಾದ್ಯೈ ಪ್ರಸಿದ್ಧೈ ಅನ್ಯ ವಸ್ತುಷು ಪ್ರಣೇತ ಜ್ಯೋತಿ ಇತ್ಯಾದಿ ಪದಗಳೆಲ್ಲ ಜ್ಯೋತಿ ಅಂತ ನಮಗೆ ಏನೋ ನೆನಪಾಗುತ್ತೆ ದೀಪನೋ ಅಗ್ನಿ ನೆನಪಾಗುತ್ತೆ ನಿಜವಾಗ್ಲೂ ಯಾರನ್ನು ಹೇಳಬೇಕು ದೇವರನ್ನು ಹೇಳುತ್ತೆ ಇತ್ಯಾದಿ ಇವೆಲ್ಲ ಅನ್ಯತ್ರ ಪ್ರಸಿದ್ಧವಾದ ಶಬ್ದಗಳು ಅದರಲ್ಲಿ ಉಚ್ಯತೆ ವಿಷ್ಣುರೇವೈಕಃ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಆಚಾರ್ಯ ಹೇಳ್ತಾರೆ ಎಲ್ಲ ಶಬ್ದಗಳಿಂದ ದೇವರು ಹೇಳಲ್ಪಡ್ತಾನೆ ಅವ್ರು ಹೇಳ್ತಾರೆ ದೇಶಗಳು ಒಂದು ಶಬ್ದವೂ ದೇವರನ್ನು ಹೇಳೋದಿಲ್ಲ ಎರಡು ಆಪೋಸಿಟ್ ಆಯಿತು ಅರ್ಥ ಆಯ್ತಾ ಬ್ರಹ್ಮ ಅನಂತಾನಂತ ಕಲ್ಯಾಣಗಳ ಪರಿಪೂರ್ಣ ಬ್ರಹ್ಮ ನಿರ್ಗುಣ ಎರಡು ಆಪೋಸಿಟ್ ಪರಮಾತ್ಮ ಸರ್ವಶಬ್ದ ವಾಚ್ಯ ಒಂದು ಶಬ್ದದ ವಾಚ್ಯನಲ್ಲ ವಿಶಿಷ್ಟಾದ್ವೈತರು ಹೇಳ್ತಾರೆ ಗೊತ್ತೇನು ಪರಮಾತ್ಮ ಸರ್ವಶಬ್ದಗಳಿಂದಲೂ ವಾಚ್ಯ ಸ್ವಲ್ಪ ಯೋಚನೆ ಮಾಡಿ ಹೇಗಾಯ್ತದೆ ನೀವು ಊಟಕ್ಕೆ ಬನ್ನಿ ಅಂತ ಕರೆದ್ರೆ ಹಾಗಾಗಿ ನೀವೇ ಬರಬೇಕು ನೀವು ಬನ್ನಿ ಅಂದರೆ ಹೇಗಿರುತ್ತಾಗ ಅಸ್ವಾರಸ್ಯ ಅವರ ದೇವ ಸರ್ವಶಬ್ದ ವಾಚ್ಯತ್ವವನ್ನು ಸಮೂಹ ಹೇಳೋದಕ್ಕೆ ಬರುತ್ತೆ ಅಂತ ಹೇಳಿದರು ಅದಕ್ಕೆ ಹೇಳ್ತಾರೆ ವಿಷ್ಣುವನ್ನೇ ಹೇಳುತ್ತೆ ಹೊರತು ಬೇರೆಯವರು ಡೈರೆಕ್ಟ್ ಹೇಳೋದಿಲ್ಲ ಅವ್ರ ಮೂರು ಮತದ ಗೊತ್ತಿದ್ರೆ ಆಚಾರ್ಯ ಸ್ಟ್ರೆಸ್ ಎಲ್ಲಿ ಕೊಡ್ತಾರೆ ಗೊತ್ತಾಗ್ತದೆ ಅದಕ್ಕೆ ಪ್ರಸಿದ್ಧೈರನ್ಯ ವಸ್ತುಷು ಉಚ್ಯತೆ ವಿಷ್ಣುರೇವ ಏಕಃ ವಿಷ್ಣು ಒಬ್ಬನೇನೆ ಏನಂತ ಉಚ್ಯತೆ ಏಕಃ ಇದು ಉಚ್ಯತೆ ಏಕಮೇವಾದ್ವಿತೀಯಂ ಬ್ರಹ್ಮ ಏಕೋನೈಕ ಸಹಸ್ರ ಕಿಂ ಯತ್ತತ್ಪದ ಮನೋತ್ತಮ ಏಕಃ ಅಂದ್ರೇನು ಸ್ವತಂತ್ರ ಅಂತ ವಿಷ್ಣು ಬರೀ ಪ್ರತಿಪಾದಿತನಾಗೋದಿಲ್ಲ ಸ್ವತಂತ್ರ ಅಂತ ಪ್ರತಿಪಾದಿತನಾಗ್ತಾನೆ ಸರ್ವೈ ಸರ್ವೈ ಪ್ರಸಿದ್ಧೈ ಶಬ್ದೈ ಅನ್ಯ ವಸ್ತುಷು ಪ್ರಸಿದ್ಧೈ ಶಬ್ದೈ ಎಲ್ಲ ಶಬ್ದಗಳು ಅಂತ ಹೇಳಿದರೆ ಬಂದಲ್ಲ ನಾಮಾತ್ಮಕ ಲಿಂಗಾತ್ಮಕ ತತ್ರ ಪ್ರಸಿದ್ಧ ಅನ್ಯತ್ರ ಪ್ರಸಿದ್ಧ ಅನ್ಯತ್ರೈವ ಪ್ರಸಿದ್ಧ ಎಲ್ಲ ತಗೊಳ್ಬೇಕು ಯಾತಕ್ಕೆ ವಿಷ್ಣು ಎಲ್ಲ ಹೇಳೋದು ವಿಷ್ಣು ಎಲ್ಲ ಯಾಕೆ ಹೇಳುತ್ತೆ ಅಂದರೆ ಸರ್ವಗುಣ ಸ್ವತಃ ಇವತ್ತು ನೋಡಿ ಐಸಲ ಶಬ್ದದಿಂದ ನಾವು ಫೈರ್ ಹೇಳೋದಕ್ಕೆ ಬರೋದಿಲ್ಲ ಯಾತಕ್ಕೆ ಐಸಲಿಗೆ ಲಕ್ಷಣ ಏನು ಐಸಿನ ಲಕ್ಷಣ ತಂಪಿರಬೇಕು ಅಗ್ನಿಯಲ್ಲಿ ಏನಿದೆ ಅದಿಲ್ಲೇ ಇಲ್ಲ ಅದಕ್ಕೆ ಐಸಲ ಶಬ್ದದಿಂದ ಫೈರ್ ಅಂತ ಹೇಳಿದ್ರೆ ದಡ್ಡ ಅಂದ್ಬಿಡ್ತಾರೆ ಅದೇ ರೀತಿ ಐಸನ್ನು ಫೈರ್ ಅಂತ ಕರೆದ್ರೆ ಮತ್ತೆ ದಡ್ಡ ಅಂತ ಕರೀತಾರೆ ಯಾಕೆ ಕಣ್ಣಿಗೆ ಇದು ಸುಡದೇ ಇಲ್ಲ ಆದ್ರೆ ವಿಷ್ಣುವಿಗೆ ಎಲ್ಲ ಕೂಡ ಯಾತಕ್ಕೆ ಕೇಳಿ ಎಲ್ಲ ಗುಣಗಳು ದೇವರಲ್ಲಿದೆ ಐಸ್ ಅಂದ್ರೆ ಹೌದು ಫೈರ್ ಅಂದ್ರೆ ಹೌದು ಗೊತ್ತಾಯ್ತಾ ಸಂಸಾರ ನೊಂದವರಿಗೆ ತಂಪು ಮಾಡಿಬಿಡ್ತಾನೆ ಐಸ್ ಪರಮಾತ್ಮ ದುಷ್ಟರು ಸುಟ್ಟಾಕ್ಬಿಡ್ತಾನೆ ಫೈರ್ ಆಗಿದ್ದಾನೆ ಪರಮಾತ್ಮ ಅದಕ್ಕೆ ಆಚಾರ್ಯ ಹೇಳ್ತಾರೆ ರಮಾಚಕೋರಿ ವಿಧವೇ ದುಷ್ಟ ಬರ್ಕೋದ ವನ್ನಯೇ ಸತ್ಪಾಂತ ಜನ ಗೇಹಾಯ ನಮೋ ನಾರಾಯಣಾಯ ಒಬ್ಬನೇ ಪರಮಾತ್ಮ ಏನೇನಾಗಿದೆ ರಮಾಚಕೋರಿ ವಿಧವೇ ರಮಾದೇವಿ ಎಂಬ ಚಕೋರ ಪಟ್ಟಿಗೆ ಏನಾಗಿದ್ದಾನೆ ಚಂದ್ರನಂತೆ ಇದ್ದಾನೆ ಚಕೋರ ಪಟ್ಟಿ ಚಂದ್ರನ ಕಂಡ್ರೆ ಗುಣದಾಡಿ ಬಿಡುತ್ತಾನೆ ರಮಾದೇವಿ ನೆನೆಸ್ತಾನೆ ಅಂತ ಆದರೆ ಚಂದ್ರ ಚಕ್ರ ಪಕ್ಷ ತಾನು ಕುಡಿಯೋದಿಲ್ಲ, ಅದಕ್ಕೆ ಸರ್ವತ ಪರಮಾತ್ಮ ತನಗೆ ರಕ್ಷೆ ಬೇಕಿಲ್ಲ, ರಕ್ಷೆದೇವಿ ತಾನು ಬೇಕು ಅಂತ ಹೇಳೋದಕ್ಕೆ ಅದನ್ನೇ ಬೇಕು. ದುಷ್ಟ ದರ್ಪೋದ ವನ್ಹಯ, ದುಷ್ಟರ ದರ್ಪ ಅಂತ ಹೇಳಕ್ ಬೆಂಕಿಯಾಗಿದ್ದಾನೆ ಪರಮಾತ್ಮ. ಇಲ್ಲಿ ನೋಡಿ, ಇಲ್ಲೇ ಕ್ಷಮಾ ಚಕೋರಿ ವಿಧಲೆ, ಚಂದ್ರನಾದ ಬೆಂಕಿಯಾದ, ಚಂದ್ರ ತಣ್ಣಗಿದ್ದಾನೆ ಬೆಂಕಿ ಸುಡುತ್ತೆ, ಬಿಸಿ ತನಗೆ ಎರಡು ಹೊತ್ತಿಗೆ ಬರುತ್ತೆ. ಸತ್ಪಾಂತ ಜನಗೇಹಾಯ, ಸಜ್ಜದರೊಬ್ಬ ಮೋಕ್ಷದ ಪ್ರಯಾಣಿಕರಿಗೆ ವಿಶ್ರಾಂತಿ ಧಾಮ, ರೆಸ್ಟ್ ಹೌಸ್ ಆಗಿದ್ದಾನೆ ಪರಮಾತ್ಮ. ರಮಾ ಪ್ರಣಯಿನೇ ನಮಃ. ಇವೆಲ್ಲ ನೋಡಿದರೆ ಆಚಾರ ಮಾತುಗಳ ಬ್ರಹ್ಮಸೂತ್ರದ ಅರ್ಥಗಳೆಲ್ಲ ಕೂಡ ವಿರುದ್ಧ ಗುಣಗಳಿವೆ. ಚಂದ್ರನ ಗುಣ, ಅಗ್ನಿಯ ಗುಣ, ಸತ್ಪಾಂತ ಜನ ಗೇಹ, ಗೇಹದ ಗುಣ, ರಮಾ ಪ್ರಣಯ, ಅವೆಲ್ಲ ಬ್ರಹ್ಮಸೂತ್ರದಲ್ಲಿ ಹೇಳಿದ ಹಾಗೆ ವಿರುದ್ಧ ಗುಣಗಳೆಲ್ಲ ದೇವರಲ್ಲಿ ಕೊಡ್ತಾ ಇದೆ. ನೀ ಸರ್ವಗೋ ವಿಷ್ಣುರೇವರಿಕ ಸರ್ವೈ ಸರ್ವಗುಣತ್ವತ, ದೇವರಲ್ಲಿ ಎಲ್ಲ ಗುಣ, ಒಬ್ಬನೇ ಡಾಕ್ಟರ್ ಅಂದ, MBBS ಓದಿದ್ದಾರೆ, ಶ್ರೀಮಂತ ಅಂದ, ಕೋಟ್ಯಾಧೀಶ, ಬುದ್ಧಿವಂತ ಅಂದ, ಗೇಟ್ಪುಷಿ ಒತ್ತಿದೆ ಅವರಿಗೆ, ಒಮ್ಮೆ ಯಾವುದೋ ಕನ್ಸಲ್ಟೆಂಟ್ ಕೊಡ್ತಾರೆ ಯಾವುದೋ ಇದಕ್ಕೆ, ಇಂಜಿನಿಯರ್ ಅಂದ, ಅದು ಕರೆಕ್ಟೇ, ಬಿಕಾಸ್ ಇದು ಎವೆರಿಥಿ ಉಳಿದವರು ತಂದು ಬಿಟ್ಟರೆ ತಪ್ಪು, ಕೆಲವು ಡಾಕ್ಟರ್ ಡಾಕ್ಟರ್ ಆಗಿರೋದಿಲ್ಲ, ಇದು ಇಂಜಿನಿಯರ್ ಆಗಿರೋಲ್ಲ, ಅದರಿಂದ ಪದ ಏನಾಗುತ್ತೆ ಅಲ್ಲಿಗೆ, ವ್ಯರ್ಥ ಪದ ಇದೆ. ಒಂದಾಗಿದ್ದರೆ ಪುಣ್ಯ, ಎಲ್ಲವೂ ದೇವರಾಗಿರೋದ್ರಿಂದ ಏನಾಗುತ್ತೆ, ಸರ್ವಶಬ್ದವಾಚ್ಯ, ಒಳ್ಳೆ ಲಾಜಿಕ್ ತಪ್ಪು. ದೇವರಲ್ಲಿ ಸರ್ವಶಬ್ದವಾಚ್ಯತೆ ಯಾತಕ್ಕೆ ಬಂತು ಅಂದರೆ ಸರ್ವಗುಣ ಪೂರ್ಣತ್ವ. ಎಷ್ಟು ಸುಲಭ, ಯಾರಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಪ್ರಸಿದ್ಧೈರನ್ಯ ವಸ್ತು ಸರ್ವಗುಣತ್ವತಃ ಸರ್ವಗೋ ಅತ್ತ ನಿಯಂತಾಚ ನಿತ್ಯತ್ವಾದಿ ಉಚಿತಸ್ತದಾ. ಇದು ಐತರ್ಯದಲ್ಲಿ ಹೇಳಬೇಕಾದ್ರೆ ಮತ್ತೆ ಹೇಳುತ್ತಾರೆ, ಸರ್ವಶಬ್ದ ವಾಕ್ಯ ಯಾತಕ್ಕೆ ಅಂದರೆ ಸರ್ವ ಸ್ವಾಮಿಯಾಗಿರೋದ್ರಿಂದ, ಮತ್ತೆ ಯಾಕೆ ಅಂತ ಕೇಳಿದ್ರೆ ಸರ್ವ ನಿಯಾಮಕನಾಗಿರೋದ್ರಿಂದ. ಒಂದು ಕಾರಣ ಗುಣ ಇದ್ರೆ ಸಾಕು ಬಂದ್ಬಿಡ್ತಿತ್ತು, ಬೇಗ ಕಾಣಬಹುದು ಶುರುವಾಗುತ್ತೆ, ಸರ್ವ ಸ್ವಾಮಿತ್ವ, ಸರ್ವಗುಣ ಪೂರ್ಣತ್ವ, ಮತ್ತೆ ಸರ್ವ ನಿಯಾಮಕತ್ವ, ಸರ್ವ ಅಂತರ್ಯಾಮಿತ್ವ, ಒಂದೊಂದು ದೇವರನ್ನ ಸರ್ವಶಬ್ದ ವಾಕ್ಯವನ್ನ ಮಾಡಿಬಿಡ್ತಾ ಇದೆ ಅಂತ ಹೇಳಿ ಐತರೇ ಬಹಳ ವಿಸ್ತಾರವಾಗಿ ಅಲ್ಲಿದ್ದರಿಂದ. ಸರ್ವಗೋ ಸರ್ವತ್ರ ಇದ್ದಾನೆ, ಅತ್ತ ಅತ್ತ ಚರಾಚರ ಗ್ರಹಣ ಅತೃತ್ವಾಧಿಕರಣದ ಅತ್ತ, ಅತ್ತ ಅಂದ್ರೆ ಕನ್ನಡದಲ್ಲಿ ಅತ್ತ ಅಲ್ಲ, ಮತ್ತೆ ಕನ್ನಡದಲ್ಲಿ ಅತ್ತ ಜೀವ, ಜೀವಾ ಜೀವಾಯವತು ದುಃಖಿರ, ದೇವರ ಅತ್ತ ಅಂದ್ರೇನು, ಎಲ್ಲ ತಿಂದುಬಿಟ್ಟು ಪ್ರಳಯ ಕಾಲದೊಳಗೆ ಚರ ಅಚರ ಎಲ್ಲವನ್ನು ನಿಂತು ಬಿಟ್ಟುಬಿಡ್ತಾರೆ. ನಿಯಂತ ಚ ದೃಶ್ಯತ್ವಾದಿ ಉದ್ಧಿತಸ್ತದ, ಪರಮಾತ್ಮ ಇನ್ನೇನಾಗಿದ್ದಾನೆ, ಅದೃಶ್ಯತ್ವ ಅದೃಶ್ಯತ್ವಾದಿ ಗುಣಕ ವಿಷ್ಣುರೇವ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಅದನ್ನು ಹೇಳಿ, ಅದೃಶ್ಯತ್ವಾದಿ ಗುಣಗಳು ಎಲ್ಲವೂ ಕೂಡ ದೇವರಲ್ಲಿದೆ. ನಿಯಂತ ನಿಯಂತ ಅಂತರ್ಯಾಮಿ ಬ್ರಾಹ್ಮಣ, ಅಂತರ್ಯಾಮಿ ಅಂತ ಹೇಳಿಬಿಟ್ಟು ಬಂತಲ್ಲ ಅದು, ವಿಶ್ವ ಜೀವಾಂತರತ್ವಾದ್ಯೈ ಲಿಂಗೈ ಸರ್ವೈ ಯುತಃ ಸಹಿ, ವಿಶ್ವ ಜೀವ ಅಂತರತ್ವಾದ ಸಕಲ ಜೀವರ ಒಳಗಿರತಕ್ಕಂಥ ಮೊದಲಾದ ಎಲ್ಲ ಲಕ್ಷಣಗಳನ್ನು ಪರಮಾತ್ಮೆಯಾಗಿದ್ದಾನೆ ಹೊಂದಿದ್ದಾನೆ. ಲಿಂಗತ್ಪದೆ ಅದು ಉಪಯೋಗಿಸೋದ್ರು ಅಂದರೆ ನಾಮಾತ್ಮಕ ಶಬ್ದ ಲಿಂಗಾತ್ಮಕ ಶಬ್ದ, ಎಲ್ಲ ಲಿಂಗಾತ್ಮಕ ಶಬ್ದಗಳಿಂದಲೂ ವಾಚ್ಯ ಅಂತ ಹೇಳೋದಕ್ಕೋಸ್ಕರ ಲಿಂಗೈ ಅಂತ ಹೇಳಿದರು, ಅಲ್ಲಿ ನಾಮ ಅಂತ ಹೇಳಿದರು, ಅದು ಸಮಗ್ರ ಚಿತ್ರಿಸಿದೆ. ಸರ್ವಾಶ್ರಯ ಪೂರ್ಣ ಗುಣ ಅಕ್ಷರ ಸನ್ ಹೃತಜ್ಞ, ಸರ್ವಾಶ್ರಯನಾಗಿದ್ದಾನೆ, ಪೂರ್ಣ ಗುಣನಾಗಿದ್ದಾನೆ, ಸಹ ಅಕ್ಷರ ಅಕ್ಷರ ಮಂಬರಾಂತ ಧೃತೇ ಅಕ್ಷರ ಶಬ್ದವಾಚ್ಯನಾಗಿದ್ದಾನೆ. ಅಕ್ಷರ ಮಹಾದೇವಿ ಮಹಾಲಕ್ಷ್ಮಿ ಅಕ್ಷರಳೆ, ಆದರೆ ಅಸ್ವತಂತ್ರ ಅಕ್ಷರಗಳು ಮಹಾಲಕ್ಷ್ಮಿ, ಸ್ವತಂತ್ರ ಅಕ್ಷರ ನಾರಾಯಣನೇ, ಅದಕ್ಕೆ ಪರಮಾಕ್ಷರ ದೇವನು ಕರೀತಾರೆ. ಒಂದೇ ಗೋವಿಂದ ಮಾನಂದ ಜ್ಞಾನದೇಹಂ ಪತಿಂದ್ರೇಯ ಶ್ರೀಮದ್ ಆನಂದ ತೀರ್ಥಾರ್ಯ ವಲ್ಲಭಂ ಪರಮಾಕ್ಷರಂ ಅಂತ ಕರೀತಾರೆ. ಪರಮಾಕ್ಷರ ಪರಮಾತ್ಮ, ಇವರಕ್ಷರ ದೇವರು ಅಕ್ಷರ ಪರಮಾಕ್ಷರ, ಮತ್ತು ಜಡಾಕ್ಷರ ಅಂದರೆ ಪ್ರಕೃತಿ ಜಡಾಕ್ಷರ. ಸರ್ವೈ ಋತಸ್ಥ ಋತಸ್ಥ ಹಿ ಸದ್ ಹೃತಜ್ಞಗ, ಎಲ್ಲಿದ್ದಾರೆ ದೇವರು, ಹೃದಬ್ಜಗ ಗುಹಾ ಪ್ರವಿಷ್ಟವು ಆತ್ಮಾನ ಹೇಳಬೇಕಾದ್ರೆ ಹೃದಯ ಕವರದಲ್ಲಿ ದೇವರಿದ್ದಾನೆ, ಎಲ್ಲ ಕಡೆ ದೇವರಿದ್ದಾನೆ ನೋಡಿ, ಹೃದಯ ಕವರದಲ್ಲಿ ದೇವರಿದ್ದಾನೆ. ಮತ್ತೆ ಇದು ಬಿಂಬರೂಪ, ಅದು ವ್ಯಾಪ್ತ ರೂಪ, ಅದು ಈಶ್ವರ ರೂಪ ಪುರುಷ ರೂಪ ಅಂತೇಳಿ ಭಾಗವತ ತಾತ್ಪರ್ಯದಲ್ಲಿ ಎರಡು ಹೇಳ್ತಾರೆ. ಹೊರಗಿರೋದೆಲ್ಲ ಈಶ್ವರ ರೂಪ, ಒಳಗಿರೋದೆಲ್ಲ ಪುರುಷ ರೂಪ, ಯಾಕೆ ಪುರಿ ಸೇತೆ ಐತಿ ಪುರುಷ, ದೇಹದೊಳಗೆ ಇರತಕ್ಕಂಥ ರೂಪ ಪುರುಷ ರೂಪದಿಂದ. ಅದಕ್ಕೆ ಏನು ಮಾಡಬೇಕು, ಸ್ನಾನ ಎಲ್ಲ ಮುಗಿದ ಮೇಲೆ ಏನು ಮಾಡಬೇಕಂತೆ, ಸದಾಚಾರ ಸ್ಮೃತಿ ಅಂತ ಹೇಳ್ತಾರೆ. ಚಿಂತೆ ಪುರುಷ ಸೂಕ್ತೇರ ಸ್ವದೇಹಸ್ಥಂ ಹರಿದು ಸ್ಮರಣ್ ಅಂತ ಹೇಳ್ತಾರೆ. ನಮ್ಮ ದೇಹದೊಳಗೆ ಪುರುಷ ರೂಪದ ಪರಮಾತ್ಮ ಇರೋದ್ರಿಂದ ಪುರುಷರೂಪ ಹೇಳ್ಕೊಂಡು ಪ್ರಶ್ನೆ ಮಾಡ್ಕೋಬಿಡ್ತಾರೆ, ಅದ್ವೈತ ವೇರಸ ಮಾಡ್ಕೊಂಡ್ಬಿಡ್ತಾರೆ, ನಾವೇ ಪುರುಷಾರ್ಥ ಮಾಡ್ಕೋತೀವಿ ಅಂತಲ್ಲ. ಒಳಗೆ ಚಿಂತೆ ಪುರುಷ ಸೂಕ್ತೇರ ಸ್ವದೇಹಸ್ಥಂ ಹರಿದು ಸ್ಮರಣ್, ಎಷ್ಟು ಅಪೂರ್ವ ಸ್ನಾನ ಅಲ್ಲಿ ಮುಗಿಯೋದು. ಇವಾಗ ಸ್ನಾನ ಮಾಡಬೇಕಾದ್ರೆ ಅಭಿಷೇಕ ಶುರುವಾಗಿದೆ ದೇವರು ಯಾವುದೇ ಅಂತ ಅರ್ಥ, ನಮ್ಮ ಸ್ನಾನ ಮುಗಿಸಿರಲಿಕ್ಕೆ ಅಭಿಷೇಕ ಶುರುವಾಯಿತು. ಇದು ಅದಕ್ಕೆ ಇವತ್ತು ಜಗನ್ನಾಥಾಸ್ತ್ರ ಕರೀತಾರೆ, ಶ್ರೀವರ್ಯನಿಗೆ ಅಭಿಷೇಕವೆಂದರಿತು. ಸ್ನಾನ ಮಾಡೋದು ಯಾರಿಗೆ ಅಭಿಷೇಕ ಅಂತೆ, ದೇವರಿಗೆ ಅಭಿಷೇಕ ಅಂತ, ಒಳಗೆ ದೇವರಿದ್ದಾರಲ್ಲ, ಅನುಸಂಧಾನ ಇದ್ದರೆ ಗಂಗಾದಿ ತೀರ್ಥಗಳೆಲ್ಲ ಬಂದು ನಿಂತ್ಕೊಂಡ್ಬಿಡುತ್ತಂತೆ. ನಮ್ಮ ಸ್ನಾನಕ್ಕೆ ಅಲ್ಲಿ ಯಾರು ಬರೋದು, ಸಾವಿರ ಸ್ನಾನಕ್ಕೆ ನೀರು ಕೊಡ್ತಾರೆ, ದೇವರ ಸ್ನಾನಕ್ಕೆ ಅಂತ ಹೇಳಿ ಎಲ್ಲ ದೇವತೆಗಳು ಬಂದುಬಿಡ್ತಾರಂತೆ. ಗಂಗಾ ಗಂಗೆ ಇತಿ ಅಂತ ಹೇಳಿದಾಗೆ ಅದಕ್ಕೆ ಯಾಕೆ ಹೇಳ್ತಾರೆ, ಒಳಗೆ ದೇವರಿದ್ದಾನೆ, ಕೃತಜ್ಞಕ ಸೂರ್ಯಾದಿಭಾಸಕ ಪ್ರಾಣ ಪ್ರೇರಕೋ ದೈವತೆ ಇರುತ್ತೆ. ಸೂರ್ಯಾದಿಭಾಸಕ ಎತ್ತ ಯದಾದಿತ್ಯ ಕದಂ ತೇಜ ಜಗದ್ಭಾಸಯತೆ ಖಿಲಂ, ಅದಕ್ಕೆ ಸೂರ್ಯಾದಿಭಾಸಕ ಪ್ರಾಣ ಪ್ರೇರಕ ಪ್ರಾಣಸ್ಯ ಪ್ರಾಣ ನಿನ್ನೆ ಬಂತಲ್ಲ ಪ್ರಾಣಸ್ಯ ಪ್ರಾಣ, ಪ್ರಾಣದೇವರಿಗೂ ಪ್ರಾಣ ಪರಮಾತ್ಮನಾಗಿದ್ದಾನೆ. ದೈವತೈರತಿ ಅಣುಭಾಷೆ ಅನೇಕ ಕ್ರಮದಲ್ಲಿ ಓದಬೇಕು, ಸುಮ್ಮನೆ ಶಾಸ್ತ್ರಾರ್ಥ ಓದಬೇಕು, ಸುಮ್ಮನೆ ಓದ್ಕೊಂಡು ಹೋಗಬೇಕು, ಅದು ಇಟ್ಕೊಂಡಾಗ ಯಾವ ಎದುರುಗಡೆ ಮ್ಯಾಚ್ ಆಗುತ್ತೆ ನೋಡ್ಬೇಕು, ಈ ಎದುರುಗಡೆಗೆ ಇದು ಬಂತು, ಈ ಸೂತ್ರಕ್ಕೆ ಇದು ಬಂತು ಅಂತೇಳಿ ಮ್ಯಾಚ್ ಮಾಡೋದು. ಅಂದರೆ ಆಚಾರ್ಯರ ಭಾಷ್ಯ ಅಣುಭಾಷ್ಯ ಅವರೇ ಹೇಳ್ಬಿಡ್ತಾರೆ, ಶಕ್ತಿ ಚಿಕ್ಕವರಿಗೆ ಅರ್ಥ ಆಗಬೇಕು ಸುಮ್ಮನೆ ಓದ್ಕೊಂಡು ಹೋಗಿ, ಪಂಡಿತರಿಗೆ ತಿಳಿಬೇಕಾದ್ರೆ ಭಾರಿ ಕಷ್ಟ ಆಗಬೇಕು ಹೇಳ್ತಾರೆ. ಬಾಲಸಂಗಮತಿ ಬೋಧಯ ದೃಶ್ಯಂ ದುರ್ನಿರೂಪ ವಚನಂಚ ಪಂಡಿತ, ಯಾವ ಸೂತ್ರಕ್ಕೆ ಯಾವ ಅಧಿಕಾರಕ್ಕಾಗುತ್ತೆ ಹೇಳಿ ನೋಡೋಣ ಅಂದ್ಬಿಟ್ರೆ ಅಷ್ಟು ಗಂಭೀರವಾದ ವಿಷಯ ಇರುತ್ತೆ, ಉತ್ತರ ಇರುತ್ತೆ ಅರ್ಥ ಆಗಬಾರ್ದು ತಕ್ಷಣ. ಪ್ರಾಣ ಪ್ರೇರಕ ಪ್ರಾಣದೇವರಿಗೆ ಪ್ರೇರಕ ಅಂದ ಮೇಲೆ ಸರ್ವ ಪ್ರೇರಕ ಅಂತ ಅರ್ಥ, ಪ್ರಾಣದೇವರು ಉಳಿದವರು ಪ್ರೇರಕರು, ಪ್ರಾಣದೇವರು ಒಳಗಿದ್ದು ಪ್ರಾಣದೇವರಿಗೂ ಪ್ರೇರಕ, ಅವರ ಮೂಲಕ ಉಳಿದವರು ಪ್ರೇರಕ, ಅದಕ್ಕೆ ಸರ್ವ ಪ್ರೇರಕ ಅಂತ ಪರಮಾತ್ಮ ಸರ್ವ ಪ್ರೇರಕರಾಗಿದ್ದಾನೆ. ದೈವತೈರತಿ ಜ್ಞೇಯೋ ನವೇದೈಹಿ ಶೂದ್ರಾದೈ ಶೂದ್ರಾಜ್ಯೈಹಿ, ಮತ್ತೆ ಹೇಳ್ತಾರೆ ಜ್ಞೇಯ ನವೇದೈಹಿ ಶೂದ್ರಾಜ್ಯೈಹಿ, ಅಪಶೂದ್ರಾಧಿಕರಣದ ಸಮ್ಮನೆ ಶೂದ್ರ ಮೊದಲಾದವರಿಂದ, ಮೊದಲಾದವರು ಅಂದರೆ ಅನಧಿಕಾರಿಗಳಿಂದ ಅಂತ, ಅನಧಿಕಾರಿಗಳಿಂದ ಪರಮಾತ್ಮ ತಿಳಿಯಲ್ಪಡೋದಿಲ್ಲ, ಹಾಗೆ ಅನಧಿಕಾರಿಗಳಿಗೆ ಮೋಕ್ಷ ಇಲ್ಲ ಅಂತ ಕೇಳಿದರೆ ಇಲ್ಲ, ವೇದೈಹಿ ನ ಜ್ಞೇಯ ವೇದಗಳಿಂದ ತಿಳಿಯಕ್ಕೆ ಬರೋದಿಲ್ಲ ಅಷ್ಟೇ. ಅದೇನು ತಿಳಿಬೇಕು ಅವರು, ಶ್ರೀ ಶೂದ್ರ ಬ್ರಹ್ಮ ಬಂಧುವನಾಂ ಪ್ರೇಯಿನ ಸ್ಥಿತಿ ಗೋಚರ ಕರ್ಮ ಶ್ರೇಯಸಿ ಮೂಢಾನಾಂ ಶ್ರೇಯೇವಂ ಭವೇದಿಹ ಇತಿ ಭಾರತ ವಾಖ್ಯಾನಂ ಕೃಪಯಾ ಮುನಿನಾಥ. ಮಹಾಭಾರತಾದಿಗಳಿಂದ ತಿಳಿಬೇಕೆ ಹೊರತವರು ವೇದದಿಂದ ತಿಳಿಯಾಗಿಲ್ಲ, ಅದೇನೇ ಏನು ತಪ್ಪು ತಿಳ್ಕೊಂಡ್ಬಿಟ್ರು, ಶೂದ್ರರಿಗೆ ಜ್ಞಾನವೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿಲ್ಲ ಆಚಾರ್ಯರು, ವೇದಗಳಿಂದ ಜ್ಞಾನ ಇಲ್ಲ ಅಷ್ಟೇ. ಜ್ಞೇಯೋ ನವೇದೈಹಿ ಶೂದ್ರಾಧ್ಯೈಹಿ ಕಂಪಕೋ ಅನ್ಯಶ್ಚ ಜೀವತಃ ಓಂ ಕಂಪಕಶ್ಚ ಸೂತ್ರ, ಕಂಪಕ ಕಂಪಕ ಅಂದ್ರೇನು, ಜಗತ್ತ ನಡೆಸೋನು ಅಂತ ಅರ್ಥ. ಜಗತ್ತ ನಡೆಸೋನು ಯಾರು, ಯದ್ಭೀಷ ಉದಯಿಸಿ ಸೂರ್ಯ, ಇಡೀ ಜಗತ್ತು ನಡೆದೋದು ಯಾರಿಂದ, ಪರಮಾತ್ಮನಿಂದ. ಕಂಪಕ ಅನ್ಯಶ್ಚ ಜೀವತಃ ಪೃಥಗ್ ಉಪದೇಶ ಇತ್ಯಾದಿಗಳೆಲ್ಲ, ವೇದ ಉಪದೇಶ ಅನ್ಯ ಪರಮಾತ್ಮ ಇಷ್ಟೆಲ್ಲ ಮಾಡಿದ್ದಾನೆ. ದೇವರಿಂದ ಜೀವರಿಂದ ಏನಾಗಿದ್ದಾನೆ, ಭಿನ್ನನಾಗಿದ್ದಾನೆ, ಜೀವರು ಒಳಗಿದ್ದಾನೆ ಡಿಫರೆಂಟ್ ಆಗಿದ್ದಾರೆ, ದೇಹದೊಳಗೆ ಜೀವ ಇದ್ದಾರೆ. ಜೀವ ದೇಹರಿಗೆ ಏನು ಸಂಬಂಧ, ದೇಹದೊಳಗೆ ಜೀವ ಇರೋದು ನಾವು ಇದ್ದೇ ಇದ್ದೇವಲ್ಲ ದೇಹದೊಳಗೆ, ನಮಗೂ ದೇಹಕ್ಕೆ ಏನು ಸಂಬಂಧ, ಅಲ್ಲಿ ಯಾವ ಸಂಬಂಧ ಇರೋದು, ಭೇದ ದೇಹದೊಳಗಿರೋ ಜೀವನಿಗೆ ದೇಹಕ್ಕೂ ಜೀವ ಜನ ಜೀವ ಭೇದ ಆದ್ದರಿಂದ ಹಾಗೆ ಭೇದ. ಜೀವರೊಳಗೆ ದೇವ ಇದ್ದಾರೆ, ಜೀವರಿಗೂ ದೇವರಿಗೆ ಏನು ಸಂಬಂಧ, ಭೇದ. ದೇಹದೊಳಗಿರೋ ನಮಗೂ ದೇಹಕ್ಕೂ ಭೇದ ಇದ್ದ ಮೇಲೆ ನಮ್ಮೊಳಗಿರೋ ದೇವರೊಳಗೆ ಏನಿದೆ, ಮತ್ತೆ ಭೇದೆ. ಒಳಗಿರೋದಕ್ಕೂ ಹೊರಗಿರೋದಕ್ಕೆ ಏನಿರಬೇಕು, ಯಾವಾಗಲೂ ಒಂದು ಕೇಸ್ ಒಳಗೆ ಇರಂಗಿದೆ, ಸೊ ರಿಂಗಿಗೂ ಕೇಸಿಗೆ ಏನು ಸಂಬಂಧ, ಭೇದ. ರಿಂಗಿನ ಒಳಗಿರೋದ್ರಿಂದ ಅದಕ್ಕೆ ಅದಕ್ಕೂ ಭೇದ ಇದೆ. ಕಂಪಕ್ಕೂ ಅನ್ಯಶ್ಚ ಜೀವತಃ ಜೀವರಿಂದ ಅನ್ಯನಾಗಿದ್ದಾನೆ. ಪತಿತ್ವಾದಿ ಗುಣೈರ್ಯುಕ್ತ ತದನ್ಯತ್ರ ಚ ವಾಚಕೈಹಿ, ನೋಡಿ ಪ್ರಸಿದ್ಧೈರನ್ಯ ವಸ್ತುಗಳು ಅಲ್ಲಿ ಹೇಳಿದರು. ತದನ್ಯತ್ರ ಚ ವಾಚಕೈ ಪತಿತ್ವಾದಿ ಗುಣೈರ್ಯುಕ್ತ ತದನ್ಯತ್ರ ಚ ವಾಚನ್ಯತ್ರ ಚ ವಾಚಕೈ, ಪರಮಾತ್ಮನ್ನು ಬಿಟ್ಟು ಬೇರೆ ಕಡೆ ಹೇಳ್ತಕ್ಕಂಥ ಶಬ್ದಗಳಿದೆಯಲ್ಲ ಪತಿ ಮೊದಲಾದ ಶಬ್ದಗಳು, ಅದರಿಂದ ವಾಚ್ಯನಾದವನು ಯಾರು, ವಿಷ್ಣುವೇ ಆಗಿದ್ದಾರೆ. ಸರ್ವಶಬ್ದ ವಾಚ್ಯತ್ವದ ಅನೇಕ ರೀತಿಯಲ್ಲಿ ವಿವರಣೆ ಮಾಡತಕ್ಕಂಥ ಭಾಗ ಇದೆ. ಮುಖ್ಯತಃ ಸರ್ವಶಬ್ದೈತ್ಯ ವಾಚ್ಯ ಏಕೋ ಜನಾರ್ದನ ಅವ್ಯಕ್ತ ಕರ್ಮವಾಕ್ಯೈತ್ಯ ವಾಚ್ಯ ಏಕೋ ಅಮಿತಾತ್ಮಕ. ಮುಖ್ಯತಃ ಸರ್ವ ಶಬ್ದೈತ್ಯ ವಾಚ್ಯ ಏಕ ಜನಾರ್ದನ, ಪರಮ ಮುಖ್ಯ ವೃತ್ತಿಯಿಂದ ಸಕಲ ಶಬ್ದಗಳಿಂದ ಒಬ್ಬ ಜನಾರ್ದನ ಒಬ್ಬನೇ ವಾಚ್ಯ, ಎಷ್ಟರ್ಥ ಇದೆ ಅದು. ಜನಾರ್ದನ ವಾಚ್ಯ ಜನಾರ್ದನ ಸರ್ವಶಬ್ದೈ ವಾಚ್ಯ ಜನಾರ್ದನ ಸರ್ವಶಬ್ದೈ ಏಕಏವ ವಾಚ್ಯ ಜನಾರ್ದನ ಸರ್ವಶಬ್ದೈ ಮುಖ್ಯತಃ ಏಕಏವ ವಾಚ್ಯ ಅಂತ ತಿಳ್ಕೊಂಡ್ಬಿಟ್ರೆ ಪರಮಾತ್ಮ ಎಲ್ಲ ಶಬ್ದಗಳಿಂದ ಪರಮ ಮುಖ್ಯ ವೃತ್ತಿಯಿಂದ ಅವನೊಬ್ಬನೇ ಹೇಳಲ್ಪಡ್ತಾನೆ. ನೆಕ್ಸ್ಟ್ ವೃತ್ತಿಯಿಂದ ಮಹಾಲಕ್ಷ್ಮಿ, ನೆಕ್ಸ್ಟ್ ವೃತ್ತಿಯಿಂದ ವಾಯುದೇವರು, ಇದವರ ಅರ್ಥ ಬರಬೇಕು. ಇವರೇನು ತಿಳ್ಕೊಂಡು ಮುಖ್ಯ ವೃತ್ತಿಯಿಂದ ಇವು ದೇವರನ್ನು ಅಮುಖ್ಯ ವೃತ್ತಿಯಿಂದ ಹೇಳ್ತೇವೆ, ಅಮುಖ್ಯ ವೃತ್ತಿಯಿಂದ ಅಲ್ಲ ಮುಖ್ಯ ವೃತ್ತಿಯಿಂದನೇ ಹೇಳ್ತಾ ಇರೋ ದೇವರನ್ನ. ಅದು ನದಿ ಅಂದರೆ ತಕ್ಕ ಅರ್ಥ ಏನು, ಅದಕ್ಕೆ ದೇವರು ಅಂತಲೇ ಅರ್ಥ ಇಮಿಡಿಯೇಟ್ ಆಗಿ, ಅಯ್ಯೋ ಅಂದ ಅದಕ್ಕೆ ಅರ್ಥ ಇರೋ ದೇವರು ಅಂತಲೇ ಅರ್ಥ. ಮೊದಲನೇದಾಗಿ ಏನೇ ಸತ್ಯ ಹೇಳಿದ್ರು ತಕ್ಕ ಏನು ಅರ್ಥ ಮಾಡ್ಬೇಕಾದ್ರೆ ತಕ್ಕ ದೇವರು ಅಂತ ಅರ್ಥ ಮಾಡೋದು. ಹುಡುಗ ದಾಮೇಲೆ ತಗೊಳ್ತಾ ಹೋಗುತ್ತೆ ಹೊರತು ಪ್ರೈಮರಿ ಮೀನಿಂಗ್ ಗಾಡ್ ಅಂತಲೇ ಅರ್ಥ. ಏಕ ಅವ್ಯಕ್ತ ಪರಮಾತ್ಮ ಅವ್ಯಕ್ತನಾಗಿದ್ದಾನೆ, ಎಲ್ಲ ಶಬ್ದದಿಂದ ವಾಚ್ಯ, ಅಟ್ ದ ಸೇಮ್ ಟೈಮ್ ಅವ್ಯಕ್ತ, ವ್ಯಕ್ತನಾಗೋದಿಲ್ಲ. ಕರ್ಮವಾಕ್ಯ ಇಷ್ಟ, ಕರ್ಮ ವಾಚ್ಯ ಇಷ್ಟ ಅಂತ ಪಾಠ ಅಂತಾರೆ. ಕರ್ಮ ಹೇಳ್ತಕ್ಕಂಥ ಪದಗಳಿಂದಲೂ ಪರಮಾತ್ಮನೇ ವಾಚ್ಯ. ಏನು ಹೇಳಿದ್ರೆ ಅವನೀಗ ಕೆಲವೆಲ್ಲ ಪದಗಳು ಬಂದಾಗ ಕಾಲವಾಚಕ ಪದ ಇದೆ, ವಸಂತ ಅನ್ನೋ ಪದ ಇದೆ, ಅವೆಲ್ಲ ಯಾವಾಗಲೂ ಹೇಳ್ತಕ್ಕಂಥ ಪದಗಳು. ಆದರೆ ಕರ್ಮವನ್ನು ಹೇಳ್ತಕ್ಕಂಥ ಪದಗಳು ಉದಿತೇ ಹೋತೋವ್ಯಂ, ಮನುದಿತೇ ಹೋತೋವ್ಯಂ, ಹೋಮ ಅನ್ನೋ ಪದ ಇದೆ ಅಂತ ತಿಳ್ಕೊಂಬ. ಅದನ್ನು ಹೇಳೋದು ಯಾರನ್ನ? ದೇವರನ್ನೇ. ಸ್ವಾಹ ಅನ್ನೋ ಪದ ಇದೆ, ಯಾರನ್ನು ಹೇಳುತ್ತದು? ಸ್ವಾಹ ಅಂದ್ರೆ ದೇವರು ಅಂತ ಅರ್ಥ. ಯಾಕೆ ಅಲ್ಲಿ ಹೆಸರು ಹೇಳ್ತಾರೆ, ಸ್ವೀಯಂ ಸ್ವೀಕೃತೆ ಅಸ್ಮಾತ್ ಸ್ವಾಹ, ದೇವರಿಗೆ ಸ್ವಾಹ ಅಂತ ಯಾತಕ್ಕೆ ಅಂದರೆ ಸ್ವ ಆ ಸ್ವೀ ಅಂದ್ರೆ ತನ್ನದನ್ನೇ ತಗೋತಾರೆ, ಬೇರೆಯವರು ತಗೋದ್ರೆ ಪರಮಾತ್ಮ. ಈಶಾವಾಸ್ಯ ವಿಧಂ ಸರ್ವ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ವರವ ಪರದವರಂತೆ ಕಾಣಿರು, ಅದಕ್ಕೋಸ್ಕರ ಪರಮಾತ್ಮ ಏನು ಹೆಸರಂತೆ ಸ್ವಾಹ ಅಂತ ಹೆಸರು. ಎಕ್ಚುಲಿ ಏನಂತ ಅರ್ಥದ್ದು ಸಾಮಾನ್ಯವಾಗಿ ಅಗ್ನೇಯೇ ಸ್ವಾಹ ಅಂತ ಹೇಳೋದು. ಆದರೆ ಸ್ವಾಹ ಶಬ್ದದಿಂದಲೂ ದೇವರೇ ವಾಚ್ಯನಾಗಿದ್ದಾನೆ ಅಂತ ಸುಮ್ಮನೆ ಹೇಳೋದಿಲ್ಲ, ಅದನ್ನೇ ಡೆರೈವ್ ಮಾಡಿ ತೋರಿಸ್ತಾರೆ, ನಿರ್ವಚನ ಮಾಡಿ ತೋರಿಸ್ತಾರೆ. ಕರ್ಮವಾಕ್ಯ ಇಷ್ಟ ವಾಚ್ಯಬೇಕೋ ಅಮಿತಾತ್ಮಕ, ಆತ್ಮ ಅಂದರೆ ಸ್ವರೂಪ, ಅಮಿತ ಅಂದರೆ ಮಿತ ಅಂದರೆ ಲಿಮಿಟೆಡ್, ಅಮಿತ ಅಂದರೆ ಅನ್ಲಿಮಿಟೆಡ್, ಮಿತಿ ಇಲ್ಲದ ಸ್ವರೂಪನಾದ ಪರಮಾತ್ಮನಿಗೆ ಯಾವುದು ಆಶ್ಚರ್ಯ ಅಲ್ಲ. ಅರ್ಥ ಆಗ್ತದೆ ನಿಮಗೆ? ಅನುಸಂಧಾನ ಬರ್ತದ? ಸರಿ ಹೇಳಿ, ಅನುಸಂಧಾನ ಬರೋದಾದ್ರೆ ದೇವರು ಕರೆದು ಏನಾದ್ರೂ ಕರ್ಕೊಂಡಿದೆ ದೇವರನ್ನು. ಅನುಸಂಧಾನ ಸುಲಭ ಸುಲಭ ಬರೋದು ಬೇರೆ, ಈ ರೀತಿ ಬರೋದು ಅರ್ಥ ಆಯ್ತಾ? ಸುಲಭಕ್ಕೆ ಅರ್ಥ ಆಗುತ್ತೆ, ನಮ್ಗೆ ಯಾವ ನಾರಾಯಣ ಅವ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಈಗ ನಾರಾಯಣ ಅಂದ್ರೂ ಅರ್ಥ ಆಗೋದು ಕಷ್ಟ ಇರಬೇಕಾದ್ರೆ ಇನ್ನು ಅಯ್ಯೋ ಅಂದ್ರೆ ಹೇಗೆ ಅರ್ಥ ಆಗುತ್ತೆ? ಅದು ಯಾರಿಗಾರಲ್ಲ ಬ್ರಹ್ಮದೇವರು ಅಂತ ಹೇಳಿ ಸರಿ ಬಿರುಸೈದು ರಕ್ತ ಬಾಯ್ದು ಹಾಕೊಂಡಿದ್ದಾರೆ. ಏನು ನೋಡ್ತಾರೆ ಅಲ್ಲಿ? ಸೋಮರಸವನ್ನು ನೋಡ್ತಾರೆ. ಅರ್ಥ ಆಯ್ತಾ? ಅದನ್ನು ಹೇಳ್ತಾ ಎಷ್ಟೇ ಮನ್ಯೋ ಇತ್ಯತೋ ನಾರಸಿಂಹಂ ಅಂತೇಳಿ ಮಂಜು ಸೂಕ್ತಂ ದರಕ್ಕೆ ಅಂತ ಹೇಳ್ತಾರೆ. ಅವರು ರಕ್ತವನ್ನು ಬಾಯಲ್ಲಿ ಹಾಕೊಳ್ತಾ ಪಾನ ಮಾಡದಂತೆ ಮಾಡ್ತಾ ಮಂಜು ಸೂಕ್ತ ಹೇಳ್ತಾರೆ. ಮಂಜು ಸೂಕ್ತ ಹೇಳ್ತಾ ಹೇಳ್ತಾ ಡೌ ಸುರುತ್ತಾ ಇರ್ತಾರೆ. ಅರ್ಥ ಮಾಡ್ಕೊಂಡ್ರೆ ಎಷ್ಟು ಡಿಫರೆನ್ಸ್ ಬರ್ತಾರೆ, ಇಲ್ಲಿಂದೆ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ವಾಪಸ್ಸು. ಅದಕ್ಕೆ ಎಲ್ಲರಿಗೂ ಅನುಸಂಧಾನ ಬರೋದಿಲ್ಲ, ಆದ್ರಿಂದ ಹೇಳೋದಕ್ಕೆ ಬರೋದು. ಬಂದರೆ ನಿಲ್ಲಿತ್ತು ಏನು ತಪ್ಪ? ಏಕೋ ಅಮಿತ ಇದು ಹೇಳ್ತಾರೆ. ಎಲ್ಲ ಸರ್ವಶಬ್ದ ಸಮನ್ವಯ ಮಾಡೋ ಶಕ್ತಿ ಯಾರಿಗಿರೋದು? ಬ್ರಹ್ಮವಾಯುಗಳಿಗೆ ಇರೋದು. ಮತ್ತೆ ಯಾವ ಶಬ್ದ ಕೊಟ್ಟರು ಅದಕ್ಕೆ ರಾಶಿಯ ಸ್ವರೂಪಣೆ ಯಾತಕ್ಕೆ ಬರೋದು ಅಂದರೆ ಸರ್ವಶಬ್ದ ಸಮನ್ವಯ ಬರುತ್ತೆ ಅಂತ ಕಳಿಸ್ಕೊಟ್ರು. ಸರ್ವಜ್ಞ ಮನ್ಯಮಾನ ಅನವೈಕ್ಯ ಏನು ಗೊತ್ತಾ? ಸರ್ವಶಬ್ದ ಸಮನ್ವಯ ಮಾಡ್ತಕ್ಕಂಥ ವ್ಯಕ್ತಿ ಬೇರೆಯವರು ಇಲ್ಲ ಅಂತ ಇವರು ಕಳಿಸ್ಕೊಟ್ರು ಅಂತ. ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರಿಯ ವೀರ್ಯ. ಹುಡುಗರ ಕಂಪ್ಯೂಟರ್ ಆಗಿ ಸ್ವಲ್ಪ ಹೇಳೋಷ್ಟೇ ತಿರ್ಬೇಕಾದ್ರೆ ಕೇಳು ಸಾಕಾರ ಬಿಡು ಅಂತ ಆಚಾರ ಮಾಡಲಿಲ್ಲ. ಏನಾದ್ರು ಬರಲಿ ಡೈರೆಕ್ಟಾಗಿ ಅವ್ರನ್ನ ಇದು ಮಾಡಿ ಮುಖ್ಯ ಅರ್ಥ ಇದ್ರು. ಸರ್ವಶಬ್ದಗಳು ಕೂಡ ಭಗವಂತನೇ ಹೇಳುತ್ತೆ ಅಂತ ಹೇಳಿದ್ರು. ಒಂದೇ ವಿಷ್ಣು ಸಹಸ್ರನಾಮಕ್ಕೆ, ವಿಶ್ವಂ ಶಬ್ದಕ್ಕೆ ಒಂದಕ್ಕೆ ನೂರರ್ಥ, ಪ್ರತಿಯೊಂದು ನಾಮಕ್ಕೂ ನೂರರ್ಥ. ಯಾರು ಯೋಚನೆ ಮಾಡಿದ್ರು ಕಷ್ಟದನ್ನ? ಅರ್ಥ ಹೇಳೋದು ಬೇಡ, ಅರ್ಥ ಇದೆ ಅಂತೇಳಿ ಯಾರಿಗೆ ಗೊತ್ತಿದ್ದಿಲ್ಲ ಅದೆಲ್ಲ ಹೇಳಿದವರು ಆಚಾರ್ಯರಲ್ಲಿ. ಅದರಿಂದ ಸರ್ವಜ್ಞ ವನ್ಯ ಮನವೇಕ್ಷ ಅನ್ನೋದಕ್ಕೆ ಇವೆಲ್ಲ ಅರ್ಥಗಳು ಗೊತ್ತಾಗ್ತದೆ. ಅವಾಂತರಂ ಕಾರಣಂಚ ಪ್ರಕೃತಿ ಶೂನ್ಯಮೇವ ಚ, ಪ್ರಸಾದ ಕಾರಣ ಹೇಳ್ತಕ್ಕಂಥ ಶಬ್ದನೂ ಪರಮಾತ್ಮಂದೆ, ಸೆಕೆಂಡರಿ ಕಾರಣ ಹೇಳ್ತಕ್ಕಂಥ ಶಬ್ದನೂ ಪರಮಾತ್ಮಂದೆ. ಅದಕ್ಕೇನೆ ಅಶೇಷ ವಿಶೇಷತ ಇಷ್ಟ ಅಂತ ಹೇಳಿ ಏನು ತಿಳ್ಕೊಳ್ತಾರೆ? ದೇವ್ರ ಸೃಷ್ಟಿ ಮಾಡಬೇಕಾ, ಮುಂದಿನ ಕೆಲಸ ನಮ್ಮದು ಅಲ್ಲ. ಮುಂದೆ ಏನು ಮಾಡ್ತಾನೆ ಪರಮಾತ್ಮ? ಮುಂದೆ ಯಾರು ಮಾಡ್ತಾ ಅವರೊಡಗಿ ಮತ್ತೆ ಮಾಡಿಸ್ತಾನೆ. ತಂದೆಯಿಂದ ಮಗು ಹುಟ್ಟುತ್ತೆ, ತಂದೆಯಿಂದ ಅಷ್ಟೇ ಹುಟ್ಟೋದಿಲ್ಲ. ತಂದೆಯಲ್ಲಿ ಯಾರಿದ್ದಾರೆ? ಮತ್ತೆ ನಾರಾಯಣ. ಮಗುವೊಳಗೆ ಯಾರಿದ್ದಾರೆ? ಮತ್ತೆ ಅಲ್ಲಿ ಮತ್ತೆ ನಾರಾಯಣ ಇದ್ದ. ಅಶೇಷ ವಿಶೇಷತು, ಮಗುವಿನ ಜ್ಞಾನ ಇದೆ, ಅದೊಂದು ನಾರಾಯಣ ಇದ್ದಾನೆ. ಮತ್ತೆ ಗೊತ್ತಾಯ್ತಾ? ಮಗುವ ದಡ್ಡ ಅದು ನಿಯಮನ ಮಾಡ್ತಾನೆ ದಡ್ಡ ತರವನ್ನು ಪರಮಾತ್ಮ. ಅದಕ್ಕೆ ಅಶೇಷ ವಿಶೇಷತು, ಏನೇನು ವಿಶೇಷಗಳನ್ನು ಎಲ್ಲೆಲ್ಲಿ ಹೇಳ್ತೀರೋ ಅಲ್ಲೆಲ್ಲ ದೇವರಿದ್ದಾರೆ. ಒಬ್ಬ ಆಫೀಸರ್ ಇರ್ತಾರೆ, ಅಪಾಯಿಂಟ್ಮೆಂಟ್ ಇರ್ತಾರೆ, ಮುಂದೆ ಅವ್ನು ಟ್ರಾನ್ಸ್ಫರ್ ಆಗ್ತಾರೆ ಅಥವಾ ಸತ್ಯ ಹೋಗಿಬಿಡ್ತಾರೆ. ಇವ್ರು ಮುಂದಿನ ಯಾರು ನೋಡ್ಕೋತಾರೆ? ಇವನು ಆಫೀಸರಿಗೆ ಸಂಬಂಧ ಇಲ್ಲ. ಆದರೆ ದೇವರು ಹಾಗಲ್ಲ, ಪ್ರತಿ ಸ್ಥಳದಲ್ಲಿ ಏನು ಮಾಡ್ತಾನೆ? ಅಶೇಷ ವಿಶೇಷತೋಪಿ ಜಗತ್ಕರ್ತವಾಗಿದ್ದಾನೆ. ಅದಕ್ಕಾಗಿ ಅವಾಂತರಂ ಕಾರಣಂಚ, ಅದೇ ಬ್ರಹ್ಮಪಾರ ಸ್ತೋತ್ರ, ಸಕಾರಣಂ ಕಾರಣತಸ್ತೋಪಿ ತಶಾಪಿ ಹೇತು ಪರಹೇತು ಹೇತು. ಎಲ್ಲ ಕಾಲಕ್ಕೂ ಅವನೇ ಕಾರಣ. ನಾರಾಯಣಾಮನ ಕಾರಣ ಒಂದೇ, ಕಾರಣ ಕಾರಣ ಪೂರ್ಣವರೇಣ್ಯ. ದ್ವಾದಶ ಸ್ತೋತ್ರ, ಕಾರಣಕ್ಕೂ ಕಾರಣ, ಅವಾಂತರಂ ಕಾರಣಂಚ ಪ್ರಕೃತಿ ಶೂನ್ಯಮೇವ ಚ. ಪ್ರಕೃತಿ ಶೂನ್ಯ, ಶ್ರೀಲಿಂಗದ ಶಬ್ದ ಅದು ದೇವರು ಹೇಳದು. ಸರ್ವರು ಪುಲ್ಲಿಂಗದ ಶಬ್ದ ಆದರೂ ದೇವರು ಹೇಳದು, ಶ್ರೀಲಿಂಗದ ಶಬ್ದನೂ ದೇವರು ಹೇಳದು, ನಪುಂಸಕಲಿಂಗದ ಶಬ್ದನೂ ದೇವರು ಹೇಳದು. ಅದಕ್ಕೋಸ್ಕರ ಪ್ರಕೃತಿ, ಪ್ರಕೃತಿ ಅಂದರೆ ಸಾಮಾನ್ಯ ಏನು ತಿಳ್ಕೊಂಡ್ಬಿಟ್ಟ? ಈ ಜಡ ಪದಾರ್ಥ ದೊಡ್ಡ ಮೂಲ ಜಡ ಪ್ರಕೃತಿ ಅಂತ ಅಷ್ಟೇ ಅಲ್ಲ. ಪ್ರಕೃಷ್ಟಾ ಕೃತಿ ಯಶಸಾ ಪ್ರಕೃತಿ, ವಿಶಿಷ್ಟವಾದ ಕೃತಿಯನ್ನು ಪರಮಾತ್ಮ ಮಾಡಿದ್ರೆ ಪ್ರಕೃತಿ ಅಂತ ಅವನು ಕರೀತಾರೆ. ಪ್ರಕೃತಿ ಒಳಗಿರೋದು ಅವನೇ ಆದ್ರೆ ಪ್ರಕೃತಿ ಅಂತ ಕರೀತಾರೆ. ಶೂನ್ಯ ನೈವೇದ್ಯ, ಶೂನ್ಯ ಅಂದರೆ ಶೂನ್ಯ, ದೇವರದು ಪಕ್ಷದಂತೆ. ಯಮೂನಂ ಕುರುತೆ ಅಸ್ಮಾತ್ ಶೂನ್ಯಸ್ತಸ್ಮಾತ್ ಜನಾರ್ದನ, ಕೆಂಗುಣಂ ಕುರುತೆ ಅಯೋಗ್ಯರ ಸುಖವನ್ನು ಪರಮಾತ್ಮ ತೆಗೆದಾಕಿ ಬಿಡ್ತಾರೆ. ಅದಕ್ಕೆ ಶೂನ್ಯ ಅಂತ ದೇವರಿಗೆ ಹೆಸರು. ಪ್ರಳಯಕಾಲದಲ್ಲಿ ಪರಮಾತ್ಮ ಮರಗಿರ್ತಾನೆ, ಆ ರೂಪಕ್ಕೆ ಏನಂತ ಹೇಳಂತೆ? ಶೂನ್ಯ ಅಂತ ಕರೀತಾರೆ. ಶೂನ್ಯ ಅಂದ್ರೆ ಏನು? ಸೃಷ್ಟಿಯಾದಿ ವ್ಯಾಪಾರ ಮಾಡೋದಿಲ್ಲ ಅಂತ. ಆಗಿನ ಕಾಲಕ್ಕೆ ಏನ್ ಮಾಡ್ತಾನೆ ಪರಮಾತ್ಮ? ಹೊರಗೆ ಯಾವ ಆಕ್ಟಿವಿಟಿ ತೋರಿಸೋದಿಲ್ಲ, ಅದಕ್ಕೆ ಶೂನ್ಯ. ಇನ್ನೊಂದರ್ಥ, ಕೆಂ ಊನಂ ಕೊಡುತ್ತೆ, ದುಃಖಿಗಳಿಗೆ ಸುಖ ಎಂದೂ ಬರದಂತೆ ನೋಡ್ಕೊಳ್ತಾನಾದ್ರಿಂದ ಶೂನ್ಯ. ನಮ್ಗೆ ಎಷ್ಟೊತ್ತರ ಚಿತ್ತ ಬರುತ್ತೆ, ಆಮೇಲೆ ಅದು ದುಃಖ ಪಡಿಸ್ಬೇಕು ಅನ್ಕೋತೇವೆ, ಆಗೋದಿಲ್ಲ. ಅದು ದುಃಖ ಪಡಿಸಕ್ಕೆ ಹೋಗಿ ಆಗೋದಿಲ್ಲ ಅಂತ ನಮಗೆ ದುಃಖ ಆಗುತ್ತೆ ಮತ್ತೆ, ಹೌದಲ್ಲ? ದುಃಖ ಪಡಿಸಕ್ಕೆ ಆಗ್ತಾ ಇಲ್ಲ ಅಂತ ನಾವು ದುಃಖ ಪಡ್ತೀವಿ. ದೇವ್ರು ಹಾಗಲ್ಲ, ನಗರದಲ್ಲೇ ದುಃಖ ಪಡಿಸ್ಬಿಡ್ತಾನೆ. ಯಾರು ಬೇಕಾದ್ರೂ ಸುಖ ಪಡಿಸ್ತಾನೆ, ಯಾರನ್ನ ಬೇಕಾದ್ರೂ ದುಃಖ ಪಡಿಸ್ತಾನೆ, ಅದಕ್ಕೆ ಶೂನ್ಯ ಅಂತ ಕರೀತಾರೆ. ಇತ್ಯಾದಿ ಅನ್ಯ ಮನೆ ಬಂತಲ್ಲ, ದುಃಖಿ ಶಬ್ದ ದೇವರು ಹೇಳುತ್ತೆ ಅಂತ ಹೇಳೋ, ಶೂನ್ಯ ಶಬ್ದ ದೇವರು ಹೇಳುತ್ತೆ. ಇವೆಲ್ಲ ಎಂತ ಶಬ್ದಗಳಿವು? ಅನ್ಯತ್ರ ನಿಯತೈಹಿ, ಅನ್ಯತ್ರ ನಿಯತ ಅಂದ್ರೆ ಏನು? ಅನ್ಯತ್ರೈವ ಅಂತ ಅರ್ಥ. ನಿಯತ ಶಬ್ದಕ್ಕೆ ಏವ ಅಂತ. ಅನ್ಯತ್ರೈವ ಪ್ರಸಿದ್ಧ ಪ್ರಸಿದ್ಧ ಶಬ್ದಗಳನ್ನು ಕೂಡ ಭಗವಂತನೇ ವಾಚ್ಯರಾಗಿದ್ದಾನೆ. ಮುಖ್ಯತೆಯ ಉದಿತ ಇತ್ಯಾದಿ ಅನ್ಯತ್ರ ನಿಯತ ಇರಲಿ, ಮುಖ್ಯತೆಯ ಉದಿತ ಶಬ್ದೈ ಅತ ಅನಂತ ಗುಣೋ ಯಶಬ್ದಾಹ ಯೋಗ ವೃತ್ತಯ. ಆದ್ದರಿಂದ ಏನು ಉಪಸಂಹಾರ ಅಂದರೆ, ಅತಃ ಅನಂತ ಗುಣ. ಈಗ ತತ್ರ ಪ್ರಸಿದ್ಧ, ಅನ್ಯತ್ರ ಪ್ರಸಿದ್ಧ, ಆಮೇಲೆ ಉಭಯತ್ರ ಪ್ರಸಿದ್ಧ, ಅನ್ಯತ್ರೈವ ಪ್ರಸಿದ್ಧ. ಎಲ್ಲ ಶಬ್ದಗಳಿಂದ ಪರಮಾತ್ಮ ನಾಮಾತ್ಮಕ, ಲಿಂಗಾತ್ಮಕ, ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ, ಅವ್ಯಯ, ನಾಮಪದ, ಕ್ರಿಯಾಪದ, ಯಾವುದೇ ಪದದ ವಾಚ್ಯನಾಗಿರೋದ್ರಿಂದ ಸರ್ವಗುಣ ಅನಂತ ಗುಣ ಯಶಬ್ದ ಯೋಗ ವೃತ್ತಯ. ಪ್ರತಿಯೊಂದು ಶಬ್ದಕ್ಕೂ ಕೂಡ ಯೋಗ ವೃತ್ತಿ. ಅವಯವಕ್ಕೆ ಅರ್ಥ ಇದೆ ಅಂತ ಕರೀತಾರೆ ಅದನ್ನ ಯೋಗ ವೃತ್ತಿ. ಅವಯವಕ್ಕೆ ಅರ್ಥ ಪಂಕಜ ಅಂತ ಕರೆದು. ಯಾತಕ್ಕೆ ಅಂದರೆ ಪಂಕ ಅಂದರೆ ಕೆಸರು, ಅದರಲ್ಲಿ ಹುಟ್ಟುತ್ತೆ, ಅದಕ್ಕೆ ಪಂಕಜ. ಅವಯವಕ್ಕೆ ಯೋಗಾರ್ಥ ಅಂತ ಕರೀತಾರೆ. ಸಕಲ ಶಬ್ದಗಳನ್ನು ಕೂಡ ಯೋಗಿಕಾರ್ಥದಲ್ಲಿ ಹೇಳಿದಾಗ ಯಾವ ಮುಖ್ಯ ವೃತ್ತಿಯಿಂದ ಪರಮುಖ್ಯ ವೃತ್ತಿಯಿಂದ ಹೇಳೋದು ಯಾರನ್ನ? ಪರಮಾತ್ಮನನ್ನೇ. ಇದು ಸಮನ್ವಯ ಆಗಿದೆ ಅದು ಸಾರ. ಮಹಾಯೋಗ ಸಾಮಾನ್ಯರು ಹೇಳಿದರೆ ಲೋಕದಲ್ಲ ಯೋಗ, ಅದು ಮಹಾಯೋಗ. ಯುದ್ಧ ದ್ರೋಢಿ ಹೊಸ ಪದಗಳು. ಲೌಕಿಕದಲ್ಲಿ ಹೇಳಿದರೆ ಯೋಗ, ಪರಮಾತ್ಮ ಹೇಳಿದ್ರೆ ಮಹಾಯೋಗ ಅಂತ ಕರೀತಾರೆ. ಸಾಮಾನ್ಯರು ಹೇಳಿದರೆ ರೂಢಿ, ವಿದ್ವಾಂಸರು ಮಾಡಿದಾಗ ಯುದ್ಧ ದ್ರೋಢಿ. ಇದು ಮುಖ್ಯತೆಯ ಉದಿತ ಶಬ್ದೈರಥೋ ಅನಂತ ಗುಣ ಯಶಬ್ದಾ ಯೋಗವೃತ್ತಯ. ಇದು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಬ್ರಹ್ಮಸೂತ್ರ ಭಾಷೆ ಅನುಭಾಷೆ ಪ್ರಥಮಾಧ್ಯಾಯ. ಅದೇನಾಯ್ತೀಗ ಸಮನ್ವಯಾಧ್ಯಾಯ ಮುಂದೆ. ಸಮನ್ವಯಾಧ್ಯಾಯದ ಸಾರಾಂಶ ಏನು ಅಂದರೆ, ಅನಂತ ಗುಣ, ದೇವರ ಅನಂತ ಅನಂತ ಕಲ್ಯಾಣ ಗುಣಗಳ ಪರಿಪೂರ್ಣ ಅನ್ನೋದು ಸಮನ್ವಯ ಗುಣ ಸಮನ್ವಯಾಧ್ಯಾಯ ಅಂತ. ಗುಣ ಸಮನ್ವಯಾಧ್ಯಾಯ ಎಷ್ಟು ಗುಣಗಳು? ಸರ್ವಗುಣಗಳು. ಸರ್ವಗುಣ ಸಮನ್ವಯಾಧ್ಯಾಯ ಅಂತ ದೇವ ಮೊದಲನೇ ಅಧ್ಯಾಯದ ಸಾರಾಂಶ. ಒಟ್ಟು ಅಂತ ತಿಳ್ಕೊಂಡು ಏನು ಸಾಮಾನ್ಯ ಏನು ಗೊತ್ತಾಯಿತು ಅಂದರೆ, ಎಲ್ಲ ಗುಣಗಳು ದೇವರಲ್ಲಿದೆ. ಅದು ಗೊತ್ತಾಗಿಬಿಟ್ರೆ ಬೇರೆ ಕಡೆ ಹೋಗೋಕ್ಕೆ ಚಾನ್ಸ್ ಇಲ್ಲ. ಎಲ್ಲ ಪದಾರ್ಥ ಒಂದೇ ಕಡೆ ಸಿಗುತ್ತೆ ಅಂದರೆ ಅಂಗಡಿಯಲ್ಲಿಗೆ ಯಾಕೆ ಹೋಗ್ತಾನೆ ಅವನು? ಹೌದು, ಒಂದೇ ಕಡೆ ಎಲ್ಲ ಸಿಗೋದಾದರೆ ಯಾವುದೇ ಕೊಟ್ಟು ಎಲ್ಲ ತರಿಸ್ಕೊಂಡ್ಬಿಡ್ತಾರೆ. ಸೂಪರ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಂತ ಹೇಳ್ತಾರಲ್ಲ, ಹಾಗಿದ್ದಕ್ಕಿಂತ ಸಿಗೋದಿಲ್ಲ ಡಿಪಾರ್ಟ್ಮೆಂಟ್ ಸ್ಟೋರ್ಸ್ ಅಂತ ಹೇಳಿದರೆ. ಎಲ್ಲರೂ ಸಿಗುತ್ತಾರೆ, ದೇವರಲ್ಲಿ ಆಗಲ್ಲ, ಏನು ಬೇಕಾದ್ರೂ ಸಿಗುತ್ತೆ. ಅಮ್ಮ ಇನ್ನೊಬ್ಬರು ಹೋಗೋ ನೆಸ್ತಿತಿನೇ ಇಲ್ಲ. ಅದನ್ನೇ ಕೃಷ್ಣಾವೃತ ಮಹಾನುಗಳು ಹೇಳುತ್ತಾರೆ, ಅಸ್ಥಿತೆ ಸರ್ವದೇವೇತೆ ಶಂಖಚಕ್ರ ಗದಾಧರೆ ಅಸ್ಥಿತ ಸರ್ವದೇವಾಸ್ಯು ಯಥ ಸರ್ವಗತೋ ಹರಿ. ಎಲ್ಲರೊಳಗೆ ದೇವರಿರೋದ್ರಿಂದ ದೇವರು ಒಂದು ಆರಾಧನೆ ಮಾಡಿ ಎಲ್ಲ ದೇವರು ಪೂಜೆ ಆಗೋಗ್ಬಿಡುತ್ತೆ. ಸರ್ವಗುಣ ಸಂಪನ್ನನಾಗಿರೋದ್ರಿಂದ ಇವನಂದ ಇನ್ನೊಂದು ಕಡೆ ಹೋಗೋ ಚಾನ್ಸೇ ಇಲ್ಲ. ಹೇಗೇವ ಹರಿದೇವ ಪರ ಹರಿದೇವ ಅಷ್ಟೆ. ಈಗ ದ್ವಿತೀಯ ಅಧ್ಯಾಯ, ಅದಕ್ಕೇನಂತ ಹೆಸರಿದೆ? ಅವಿರೋಧಾಧ್ಯಾಯ. ಅವಿರೋಧ ಅಂದ್ರೇನು? ವಿರೋಧಾಭಾವ ಸಾಧನಾಧ್ಯಾಯ ಅಂತ ಹೆಸರು. ವಿರೋಧ ಅಭಾವ, ಯಾವುದೇ ವಿರೋಧವೂ ದೇವರ ಗುಣಪೂರ್ಣತ್ವಕ್ಕೆ ಬರೋದಿಲ್ಲ. ಗೊತ್ತಾಯ್ತು? ಯಾರ ದೊಡ್ಡವರು ಒಂದು ಒಪ್ಪದಿದ್ರಿ ಮೊನ್ನೆ ಏನು ಮಾಡಿದ್ರು ಗೊತ್ತಾ ಅಂತ ಶುರು ಮಾಡಬಹುದು. ಯಾರೋ ಒಬ್ಬರು ಸನ್ಮಾನ ಮಾಡೋದು ವ್ಯಾಸರಾಜರಿಗೆ ಏನು ಮಾಡಿದ್ರು ಅಂತ ಗೊತ್ತೇನು? ಕೃಷ್ಣದೇವರಾಜನಿಗೆ ತಮ್ಮಕ್ಕೆ ಓ ಇನ್ನೂ ರಾಜರಿದ್ದರು. ವ್ಯಾಸರಾಜ ಕಷ್ಟ ಅವರು ಕಳಿಸಿದ್ರು. ಅಸ ರಾಜರಿಗೆ ಭಾರಿ ಭಕ್ತಿ ವ್ಯಾಸರಾಜರ ಮೇಲೆ. ಅವ್ರು ಬಹಳ ಅಪೂರ್ವ, ಅವ್ರು ಮೆರವಣಿಗೆಗಳು ಕರ್ಕೊಂಡು ಹೋಗ್ತಾ ಇದ್ದಾರೆ ವ್ಯಾಸರಾಜರನ್ನು. ಎಲ್ಲಿಂದ? ತಿರುಪತಿ ಪ್ರಾಂತದಿಂದ ಅವರು ಬಂದರು ಮೆರವಣಿಗೆ ಮಾಡಿ. ಆನೆ ಕರ್ಕೊಂಡು ಹೋದರು ರಾಜ ನೋಡಕ್ಕಿಂತ ಬಂದ. ವ್ಯಾಸರಾಜ ಓದ್ತಾ ಕೂತಿದ್ರು ಬೇಡಿಯವರು, ಅದು ಹೇಳ್ತಾರೆ ಸಮನಾಥ ಕವಿ. ಈ ಕಡೆ ನೋಡ್ತಾ ಇದ್ರು ಓದ್ತಾ ಕೂತಿದ್ರು. ಅದಕ್ಕೆ ಆಶ್ಚರ್ಯ ಆಗೋಯ್ತು. ಆತನಿಗೆ ಸಾಷ್ಟಾಗ ನಮಸ್ಕಾರ ಹಾಕಿಬಿಡ್ತಾನೆ, ಸನ್ಮಾನ ಮಾಡ್ತಾನೆ, ದಿವಸಕ್ಕೆ ನೋಡ್ತಾ ಭಾರಿ ಖುಷಿಯಾಯಿತು. ನನ್ನ ಗುರುಗಳು ಅಂತ ಹೇಳಿ ದೊಡ್ಡ ರಕ್ತಾಭಿಷೇಕ ಮಾಡಿಬಿಟ್ಟ. ಸಭೆಯಲ್ಲಿ ಶುರು ಮಾಡಿದ ಜನಗಳೆಲ್ಲ ಆಕ್ಷೇಪ ಮಾಡೋದಿಲ್ಲ ಅಂತ ಹೇಳ್ಬಿಟ್ರು. ಅದನ್ನು ನಾವೆಲ್ಲ ಎಚ್ಚರ ಐತಿ, ನಮ್ಮ ಬಿಟ್ಟು ಅವರೇ ಗುರುಗಳಾಗ್ತಾರೆ ಅಂತ ಕೇಳಿದ್ರೆ ತಕ್ಷಣ ಏನು ಮಾಡಿದ್ರು ವ್ಯಾಸರಾಜರು? ಅವರು ಸ್ವಲ್ಪ ಇದು ಉತ್ತರ ಕೊಡೋದು ಕಷ್ಟ ಆಯಿತು. ತಕ್ಷಣ ವ್ಯಾಸರಾಜರು ಯೋಚನೆ ಮಾಡಬೇಡಿ, ನೀವೆಲ್ಲ ಇದ್ದೀರಿ ಹೋಗ್ತೇನೆ, ಅದನ್ನು ನಿಮ್ಮ ಪ್ರಶ್ನೆಗಳ ಉತ್ತರ ಕೊಡ್ತೀನಿ ಕೇಳಿ ಅಂತ ಹೇಳಿ. ಇದು ನಮ್ಮವ್ರು ಬರೋದಿಲ್ಲ, ಶೋಭನಾಥ ಕವಿ ಬೇರೆ ಬೇರೆಯವರು. ತಕ್ಷಣ ಉತ್ತರ ಎಲ್ಲ ಕೊಟ್ಬಿಟ್ರೆ ಆಗ ಬಾ ರಕ್ತಾಭಿಷೇಕ ಮಾಡೋ ಸಂತೋಷ ಅಂತ ಹೇಳಿ. ಅದೇನಾದ ಅಬ್ಜೆಕ್ಷನ್ ಓವರ್ ರೂಲ್ ಈಗ ಅಬ್ಜೆಕ್ಷನ್ ಓವರ್ ರೂಲ್ ಅದು ದೇವರಿಗೆ ಅಬ್ಜೆಕ್ಷನ್ ಓವರ್ ರೂಲ್ ಮಾಡೋ ಜ್ಞಾನ ಅವಿರೋಧಾಖ್ಯ ಯಾವ ಅಬ್ಜೆಕ್ಷನ್ ತೆಗೆದು ದೇವರಲ್ಲಿ ಅದಿಲ್ಲ ಎಲ್ಲ ಅಬ್ಜೆಕ್ಷನ್ ಹೊರತು ಅಂದ್ರೆ ಏನರ್ಥ ನಿರ್ದೋಷ ಅಂತ ಅದಕ್ಕೆ ದೋಷವರ್ಜಿತಂ ಅಂತ ಹೇಳಿ ದೋಷಗಳು ಕಂಡಲ್ಲಿ ಭಕ್ತಿ ಕಡಿಮೆ ಆಗುತ್ತೆ ನೆಂಟರದು ತುಂಬಾ ಖುಷಿಯಾಗಿತ್ತು ನಮಗೆ ಸನ್ಮಾನ ಮಾಡಕ್ ಹೋದ್ರು ಗೊತ್ತಾಯ್ತು ಯಾರು ಬಹಳ ಸಂತೋಷ ಪಡಕ್ ಹೋದ್ರು ನೋಡ್ತಾರೆ ಕತ್ತಿ ಸಿದ್ಧ ಕೂತಿದ್ದಾರೆ ಆಚಾರ ಅಯ್ಯೋ ಏನೋ ಅನ್ಕೊಂಡಿದ್ದಿ ಪಾಪ ಹೋಯ್ತು ಬಿಡಿ ಅಂತ ಮನಸ್ಸು ಬಹಳ ಆಘಾತ ಆಗೋದು ಹಿಡಿತಾ ಎತ್ತದಕ್ಕಾಗಿ ಸಾಕಾಗಿಬಿಟ್ಟಿದ್ದಾರೆ ಎಲ್ಲ ಕೇಳಿ ಮೋಸ ಹೋಗಿಬಿಟ್ಟು ಕೊನೆಗೆ ನೋಡಿದಾಗ ಶಾಕ ದೇವರನ್ನ ಸದೇನಾಗುತ್ತಾ ಎಲ್ಲೆಲ್ಲೂ ಇಲ್ಲ ಅದಕ್ಕೆ ದೋಷ ಬರ್ತೀತ ಯಾರು ನಾವು ಹೋಗ್ಬೇಕಾದ್ರೆ ಗುಣ ಇರಲ್ಲಿ ಹೋಗ್ತೇವೆ ದೋಷ ಇರಲ್ಲಿ ಹೋಗೋದಿಲ್ಲ ದೇವರಲ್ಲಿ ಗುಣ ಇದೆ ದೋಷ ಇಲ್ಲೇ ಇಲ್ಲ ಅದು ಏನ್ ಮಾಡ್ಬೇಕಾಗ ವಿಷ್ಣುದೇವ ವಿಜಿಜ್ಞಾಸ್ಯ ಅವನ ಹತ್ರ ಹೋಗ್ಬೇಕು ಬೇರೆ ಕಡೆ ಹೋಗೋ ಚಾನ್ಸ್ ಇಲ್ಲ ಅದಕ್ಕೆ ಮಹಾರಾಷ್ಟ್ರ ಹೇಳ್ತಾರೆ ಯಾರಿಗೂ ಮಾರೆ ಹಾಕೋದಿಲ್ಲ ನ್ಯಾತಕ್ಕೆ ಒಬ್ಬೊಬ್ಬರಲ್ಲಿ ಏನಿದೆ ಅಂತ ದೋಷ ಇದೆ ನೂನಂತ ಎಷ್ಟೇ ನಮನ್ಯ ಜಯ ನಾನನ್ನು ಕೊಟ್ಟಿದ್ದಷ್ಟೇ ರಸಂಗ ವರ್ತಿತ ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಅದೆಲ್ಲ ಅವಿರೋಧಾಧ್ಯಾಯ ಲಕ್ಷ್ಮೀದೇವಿ ಮಾತುಗಳೆಲ್ಲ ಏನವು ಅವಿರೋಧಾಧ್ಯಾಯ ಅದಕ್ಕೆ ಶಿಕಾರ ಏನು ಶುರು ಮಾಡ್ತಾರೆ ಸ್ತ್ರೀಯಸ್ಪತ್ತೆ ಇದು ಶುರು ಮಾಡಿಬಿಡ್ತಾರೆ ಲಕ್ಷ್ಮೀದೇವಿ ಕಥೆ ನೆನಪಾಡ್ಕೊಂಡು ಓದಲಿ ಅಂತ ಸ್ತ್ರೀಯಸ್ಪತ್ತೆ ಅಷ್ಟವತ್ಕಂದ ಭಾಗವತ ನೆನಪಿಟ್ಟುಕೊಂಡು ಓದಿ ಮುಂದೆ ಗೊತ್ತಾಗುತ್ತೆ ಲಕ್ಷ್ಮೀದೇವಿ ಯಾರನ್ನ ದೋಷ ದೂರ ಅಂತ ಕರೆದಿದ್ದಾಳೋ ಯಾರನ್ನ ಗುಣಪೂರ್ಣ ಅಂತ ಕರೆದಿದ್ದಾಳೋ ಆತ ನಮಸ್ಕಾರ ಮಾಡಿ ಮುಂದೆ ಹೋಗ್ತೇವೆ ಅಂತ ಅದು ಅವಿರೋಧಾಧ್ಯಾಯ ಒಳ್ಳೆ ನಿದರ್ಶನ ಶ್ರೌತ ಸ್ಮೃತಿ ವಿರುದ್ಧತ್ವ ಸ್ಮೃತಯೋ ರಗುಣಾಂಧರೇ ನಿಷೇಧುಂ ಶಕ್ನುಯುರು ವೇದಾಹ ನಿತ್ಯತ್ವಾನ್ ಮಾನವೋತ್ತಮಂ ಸಮ ಮಾಡಿರ್ತಾರೆ ತಕ್ಷಣ ಶ್ರೌತ ಸ್ಮೃತಿ ವಿರುದ್ಧತ್ವ ಸ್ಮೃತಯ ನ ಗುಣಾಂಧರೇ ನಿಷೇಧುಂ ಶಕ್ನುಯುರು ವೇದಾಹ ನಿತ್ಯತ್ವಾನ್ ಮಾನವೋತ್ತಮಂ ಮೊದಲಿಗೆ ಏನಂತ ಕರೀತಾರೆ ನಾಲ್ಕು ಪಾದಗಳಲ್ಲಿ ಮೊದಲೇ ಯಾವುದದು ಮೊದಲನೇದು ಯುಕ್ತಿಪಾದ ಎರಡನೇದು ಸಮಯಪಾದ ಮೂರನೇದು ಶ್ರುತಿ ಪರಸ್ಪರ ಶ್ರುತಿ ವಿರೋಧ ಪರಿಹಾರ ಪಾದ ನಾಲ್ಕನೇದು ನ್ಯಾಯೋಪೇತ ಶ್ರುತಿ ವಿರೋಧ ಪರಿಹಾರ ಪಾದ ಮತ್ತು ಯುಕ್ತಿಪಾದ ಮೊದಲೇ ಸ್ಮೃತಿಪಾದ ಅಂತ ಕರೀತಾರೆ ಸ್ಮೃತಿಗಳಿಗೆ ವಿರುದ್ಧವಾಗುತ್ತೆ ಅಂತ ಕೇಳಿದರೆ ಆಗೋದಿಲ್ಲ ಯಾಕೆ ಶ್ರೌತ ಸ್ಮೃತಿ ವಿರುದ್ಧತ್ವ ಶ್ರುತಿಗೆ ಅನುಗುಣವಾದ ಸ್ಮೃತಿಗಳಿಗೆ ವಿರೋಧ ಬರೋದ್ರಿಂದ ಪಾಶುಪಾದಾದ ಸ್ಮೃತಿಗಳಿಗೆ ವಿರೋಧ ಬರುತ್ತೆ ಎಂಬುದು ಪಾಯಿಂಟೇ ಅಲ್ಲ ಪಾಶುಪತಾದ ಶ್ರುತಿಗಳ ವಿರೋಧ ಯಾತಕ್ಕೆ ಬರೋದಿಲ್ಲ ಅಂದರೆ ಅಶ್ರೌತ ಶ್ರುತಿ ಅದು ಇದು ಶ್ರೌತ ಶ್ರುತಿ ಶ್ರೌತ ಶ್ರುತಿಗಳು ಶ್ರೌತ ಸ್ಮೃತಿಗಳಿಗೆ ವಿರುದ್ಧವಾದ್ದರಿಂದ ಅವುಗಳು ಗುಣಾಂಧರೇ ನಿಷೇಧುಂ ನ ಶಕ್ನುಯುಹು ಹರಿಯ ಗುಣಗಳನ್ನು ಅಲಗಳಿಕೆ ಅವ್ರಿಗೆ ಸಿಕ್ತೇ ಇಲ್ಲ ಅಂತ ಹೇಳ್ಬಿಟ್ಟು ಹರಿಯ ಗುಣಗಳನ್ನು ಯಾವುದೋ ಕಥೆಪುಸ್ತಕದಲ್ಲಿ ಇದೆ ಒಂದು ಮಾತು ಟೆಕ್ಸ್ಟ್ ಬುಕ್ಕಲ್ಲಿದೆ ಯಾವುದು ವ್ಯಾಲಿಡ್ ಟೆಕ್ಸ್ಟ್ ಬುಕ್ ಒಂದು ಕಮಿಟಿ ತಯಾರು ಮಾಡಿ ಇವರು ಸಬ್ಸ್ಕ್ರೈಬ್ ಮಾಡಿರುತ್ತೆ ಯಾವುದೋ ಕಥೆ ಯಾವಾಗ ಬರ್ಕೊಂಡಿರುತ್ತೆ ಅವ್ರು ಹೇಳೋ ಕೇಳೋದಿಲ್ಲ ಸ್ಮೃತಿಗಳು ಬರೆದವರಿಗೆಲ್ಲ ಪಾಶುಪದ ಸ್ಮೃತಿಗೆ ಇದಕ್ಕೆ ಅಕ್ಸೆಪ್ಟೆನ್ಸ್ ಯಾರಿದೆ ಶ್ರುತಿಗಳಿದೆ ಆದ್ದರಿಂದ ಸ್ಪೃತ್ಯವಕಾಶ ದೋಷ ಪ್ರಸಂಗ ಆಯಿತು ಚೆನ್ನ ಅನ್ಯಸ್ಪೃತ್ಯವಕಾಶ ದೋಷ ಪ್ರಸಂಗ ಅಂತ ಉತ್ತರ ಕೊಟ್ಟಿದ್ದ ಅದಕ್ಕೆ ಶ್ರೌತ ಸ್ಮೃತಿ ವಿರುದ್ಧತ್ವ ಸ್ಮೃತಯೋ ನ ಗುಣಾಂಧರೇ ನಿಷೇಧುಂ ಶಕ್ನುಯುರು ವೇದಾಹ ನಿತ್ಯತ್ವಾನ್ ಮಾನವೋತ್ತಮಂ ಅಲ್ರಿ ವೇದಕ್ಕೆ ಅನುಗುಣವಾದ ಸ್ಮೃತಿ ಅಂತಿರಲ್ಲ ವೇದಗಳು ಏನು ಭಾರಿ ಕೊಡು ಅಂದರೆ ಅದಕ್ಕೆ ಹೇಳ್ತಾರೆ ವೇದಗಳು ನಿತ್ಯ ಆದ್ದರಿಂದ ಅತ್ಯುತ್ತಮ ಪ್ರಮಾಣ ನವಿಲಕ್ಷಣತ್ವಾದಶ್ಯ ತಥಾ ಸಂಖ್ಯಾ ಶಬ್ದಾತ್ ಅಂತೇಳಿ ನವಿಲಕ್ಷಣತ್ವಾಧಿಕಾರ ಅಂತ ಕರೀತಾರೆ ವೇದ ಮಂತ್ರದಿಂದ ಸಿದ್ಧಿ ಯಾತಕ್ಕೆ ಬರುತ್ತೆ ಗೊತ್ತೇನು ಯಾರು ಬರೆದಿದ್ದೇ ಅಲ್ಲ ಅಪೌರುಷೇಯ ಅಪೌರು ಮೇಲಿಂದ ಸ್ನಾನ ಮಾಡ್ಕೊಂಡು ಬರ್ತಿರ್ತಾರೆ ಮಳೆ ಬರುತ್ತೆ ಅಯ್ಯೋ ಮೈಲಿ ಆಯಿತು ಅಂತ ಯಾರು ಹೋಗ್ತಾರೆ ಮಳೆ ನೀರು ಮೈಲಿ ಅಂತ ಯಾರು ಕರೀತಾರೆ ಯಾತಕ್ಕೆ ಯಾರು ಬಿಟ್ಟಿಲ್ಲ ವೇದಲ್ಲಿ ಬಿಡ್ತಾ ಇದೆ ಇಲ್ಲಿ ಬಿಟ್ಟು ಮೈಯಾರು ಮಡಿಯವನು ಅರ್ಥ ಇನ್ನೊಬ್ರು ಸಾವಿರ ಸ್ನಾನ ಮಾಡ್ಕೊಂಡು ಬರ್ತಾರೆ ಇನ್ನೊಂದು ಯಾರು ಮಡಿಯಲ್ಲಿ ಮುಗಿಸ್ತಾರೆ ಅವ್ರಿಗೆ ಈ ಮಡಿ ಅವ್ರಿಗೆ ಬರೋದಿಲ್ಲ ಮತ್ತೆ ಸ್ನಾನಕ್ಕೆ ಹೋಗಬೇಕಷ್ಟು ಈ ಮಡಿ ಕಡಿಮೆ ಮಾಡಿ ಅಲ್ಲಿಂದ ಬಿದ್ದುಬಿಟ್ರೆ ಯಾಕೆ ಯಾರು ಹಾಕಿದ್ದಲ್ಲ ಅಪೌರುಷೇಯ ಅಪೌರುಷೇಯ ಎಲ್ಲಾದರೂ ವಾಕ್ಯ ಇರುತ್ತಾ ಅಂದರೆ ಮತ್ತೆ ನೀರು ಸುರಿಯುತ್ತಲ್ಲ ಆಸೆ ಕೊಡ್ತ ಅಪೌರುಷೇಯ ವಾಕ್ಯಗಳು ಎಷ್ಟಿವೆ ನೀರು ಎಷ್ಟಿರುತ್ತೆ ಮಳೆಯಲ್ಲಿ ಎಷ್ಟಿರುತ್ತೆ ಮಳೆಯಲ್ಲಿ ಎಷ್ಟು ಬಿಡುತ್ತೆ ಎಷ್ಟೇ ನೀರುತ್ತೆ ಮಳೆಗಳು ಎಣಸಕ್ಕೆ ಆಗೋದಿಲ್ಲ ಅದಕ್ಕೆ ವೇದಗಳು ಎಷ್ಟಿವೆ ಅನಂತ ವೈವೇದ ಅನಂತ ಹನಿಗಳು ಹನಿ ಹನಿ ಬೀಳುತ್ತೆ ಫ್ಲಡ್ಸ್ ನೋಡ್ಬಿಟ್ಟು ಗಾಬರಿ ಆಗಿಬಿಡ್ತಾರೆ ಆ ಫ್ಲಡ್ಸ್ ಟೈಪ್ ಬಿದ್ದಿದ್ರೆ ಗತಿ ಏನಾಗ್ತಿತ್ತು ಮೇಲಿಂದ ಹೇಗೆ ಬೀಳುತ್ತೆ ಹನಿ ಹನಿ ಎಂದು ದೊಡ್ಡ ಫ್ಲಡ್ಸ್ ಆಗಿ ಕರ್ಕೊಂಡು ಆ ರೀತಿಯಾಗಿ ಪರಮಾತ್ಮ ಹನಿಗಳನ್ನು ಸುರಿಸೋದ್ರಲ್ಲೂ ಕೂಡ ನೀರು ಕೊಡೋದ್ರಲ್ಲಿ ಎಷ್ಟು ವ್ಯವಸ್ಥೆ ಮಾಡಿದ್ದಾರೆ ದೇವರು ಜಾಸ್ತಿ ಕೊಟ್ಟರೆ ಸತ್ತೋಗ್ತಾರೆ ಕಡಿಮೆ ಕೊಟ್ಟರೆ ಬರೋದಿಲ್ಲ ಕರೆಕ್ಟ್ ಮ್ಯಾಚ್ ಮಾಡಿಕೊಡ್ತಾರೆ ಅಕಸ್ಮಾತ್ ದೊಡ್ಡದ ಹನಿ ಬಿದ್ದಿದ್ರೆ ಏನಾಗ್ತಿತ್ತು ರಚನೆ ಮಾಡಿ ದೇವತಾ ವಚನಾದಾಪ ನಿತ್ಯತ್ವಾನ್ ಮಾನವೋತ್ತಮಂ ಅದಕ್ಕೆ ಪವಮಾನ ಜಾತಕ ಮಹತ್ವ ಅಂತ ಕೇಳಿ ಏನದು ಅಪೌರುಷೇಯ ವೇದಗಳಿಂದ ವಾಯುದೇವರು ಮಾಡಿದ ವಾಯುದೇವರ ಸ್ತೋತ್ರ ಅಪೌರುಷೇಯ ವೇದಗಳು ಅಂದ ಮೇಲೆ ಅದರ ಮಹತ್ವನೇ ಜಾಸ್ತಿ ಆಗಿಬಿಡುತ್ತೆ ಗಾಯತ್ರಿ ಮಂತ್ರ ಏನದು ಅಂತ ಅಪೌರುಷೇಯ ವೇದ ಮಂತ್ರಗಳಲ್ಲಿ ನಂಬರ್ 1 ಅದು ಅದನ್ನು ಜಪ ಮಾಡಿ ಅಂದರೆ ಮಾಡೋದಿಲ್ಲ ಅಂದ್ರೆ ಏನು ಹೇಳಬೇಕು ಅವರಿಗೆ ಅದು ಬಿಟ್ಟು ಬೇರೆ ಏನಾದ್ರು ಹೇಳಿ ಅಂತ ಕೇಳ್ತಾನೆ, ಏನು ಹೇಳ್ಬೇಕು ಅದಕ್ಕೆ? ಬೆಸ್ಟ್ ಹೇಳಿದ್ರು ಕೂಡ ಬೇರೆ ಏನಾದ್ರು ಹೇಳಿ ಅಂತ ಕೇಳಿದರೆ ಅದಕ್ಕಿಂತ ಒಳ್ಳೆ ಮಂತ್ರನೇ ಇಲ್ಲ. ಮಂತ್ರ ರಾಜ ಅಂದರೆ ಯಾವುದು? ಗಾಯತ್ರಿ ಮಂತ್ರ. ಅದಕ್ಕೆ ಅದು ಸಂಧ್ಯಾ ಒಂದಿನ ತಕ್ಷಣ ಹೇಳ್ಕೊಟ್ಟಿದ್ದೀನಿ, ತಪ್ಪನೇ ಹೇಳು ಅಂತ ಹೇಳ್ಕೊಡ್ತಾ. ಅಂತ ವೇದಗಳನ್ನು ಪ್ರಮಾಣ ಅಂತ ಅರ್ಥ ಮಾಡಿಕೊಟ್ಟು ಗಾಯತ್ರಿ ಮಂತ್ರ ಹೇಳಿದ್ರೆ ಶ್ರದ್ಧೆ ಬರುತ್ತೆ. ಅಪ ಯಾವ ವೇದಗಳು ಅಪೌರುಷೇಯನೋ ಅದರಲ್ಲಿ ಶ್ರೇಷ್ಠ ಮಂತ್ರ ಅಂತಂದ ಮೇಲೆ ಎಷ್ಟು ಭಕ್ತಿ ಬರಬೇಕು ಗೊತ್ತಾ? ಇದು ಪ್ರಾಮಾಣ್ಯ ಬರುತ್ತೆ. ನಿತ್ಯತ್ವಾನ್ ಮಾನವೋತ್ತಮಂ ದೇವತಾ ವಚನಾದಾಪ ವದಂತಿ ಇತ್ಯಾದಿಕಂ ವಚ ನಾಯುಕ್ತವಾದ್ಯಸನ್ನೈವ ಕಾರಣಂ ದೃಶ್ಯತೆ ಕೊಚಿತ್. ಆಗ ಇದು ಬಂತು, ವೃದ್ಧ ಪ್ರಲೀತ ಅಂತ ಬಂತು ಅಂತ ಹೇಳಿದ್ರಲ್ಲ, ಆ ವೃದ್ಧ ಪ್ರಲೀತ ಮಣ್ಣು ಮಾತಾಡಿತ್ತು. ಮಣ್ಣು ಮಾತಾಡುತ್ತ ಸ್ವಾಮಿ ಅಂದರೆ ದೇವತಾ ವಚನ, ಅಭಿಮಾನಿ ದೇವತೆ ಮಾತಾಡ್ತಾರೆ ಹೊರತು ಮಣ್ಣು ಮಾತಾಡಿತು ಅಂತ ಅರ್ಥ ಅಲ್ಲ. ದೇವತಾ ವಚನ ಆಪಹ ವದಂತಿ. ಆಚಾರ್ಯ ಏನು ಚೇಂಜ್ ಮಾಡಿದ್ರೆ ಗೊತ್ತಾ? ವೃದ್ಧ ಪ್ರವೀತ್ ಅಂತ ಹೋಗಿದ್ರು, ಇಲ್ಲಿ ಆಪಹ ವದಂತಿ ಅಂತ ಹೇಳಿದ್ರು. ಯಾಕೆ ಸಾರವದ್ ದಿಶ್ಯತೋ ಮುಖ ವೃದ್ಧ ಪ್ರವೀತ್ ಅದೊಂದಕ್ಕೆ ವೇದ ಹೇಳಕ್ ಹೊರಟಿಲ್ಲ. ಬ್ರಹ್ಮಸೂತ್ರ ಏನ್ ಮಾಡ್ತಾ ಇದೆ ಅದು? ಅದು ಎಲ್ಲಾ ಕೇಸಕ್ಕೆ ಅವರ ದೋಷದೇ ಸಂವದಂತೆ ಅಂತ ಹೇಳಿಬಿಟ್ಟ. ಎಲ್ಲಾ ಮಾತುಗಳಿಗೆ ಅರ್ಥ ಆಗಬೇಕು ಅಂತೇಳಿ ಅದು ಚೇಂಜ್ ಮಾಡಿಬಿಟ್ಟು ಆಪಹ ಅಂತ ಮಾಡಿದೆ. ಅನುವ್ಯಾಖ್ಯಾನದಲ್ಲಿ ಬರೆದಿದ್ದೆ ಬರೆದಿಲ್ಲ, ಅದಕ್ಕೆ ಸೂತ್ರ ಭಾಷೆಯಲ್ಲಿ ಬರೆದಿಲ್ಲ, ಅಣುಭಾಷೆಯಲ್ಲಿ ಆಪ ಅಂತ ಸೇರಿಸ್ತಾರೆ. ಅದಕ್ಕೆ ವಿಶ್ವತೋ ಮುಖತ್ವವನ್ನು ಹೇಳೋದ್ರಿಂದ ಅಣುಭಾಷೆಗೆ ಮಹತ್ವಗಳು. ಆಚಾರ್ಯರು ನೆನ್ಪಿಟ್ಕೊಂಡಿರ್ಬೇಕು ಅಣುಭಾಷೆ ಅಂದ್ರೆ ಏನ್ ತಿಳ್ಕೊಂಡ್ಬಿಟ್ಟಿರ್ತಾರೆ, ಮೆಕ್ಯಾನಿಕಲ್ ಸಂಗ್ರಹ ಇರುತ್ತೆ ಬಿಡಿ ಬಿಟ್ಟರೆ ನಡೆಯುತ್ತೆ ಅಂತ. ಹಾಗಲ್ಲ, ವಿಶೇಷಾಂಶವನ್ನಿಟ್ಟು ಬರೀತಾರೆ ಅವರು. ಒಂದು ದೃಷ್ಟಾಂತ ಅಂದರೆ ಮಧು ವಿಜಯ ಇದೆ, ಅದಕ್ಕೆ ಅಣುಮತ್ ವಿಜಯ ಬರ್ತಿರ್ತಾರೆ. ತುಂಬ ಏನ್ ತಿಳ್ಕೊತಾರೆ, ಇನ್ಫ್ಯಾಕ್ಟ್ ಅದು ಮದ್ದು ಭಾಷ್ಯ ಅಣುಭಾಷ್ಯ ಹೇಗೋ ಸುಮಧ್ವಿಕೆ ಅಣುಮಧ್ವಿಕೆ ಹಾಗೆ ತುಂಬ ಜನ ಅದ್ರ ಸಂಬಂಧ ತಿಳ್ಕೊಂಡ್ಬಿಟ್ಟಿರ್ತಾರೆ. ಹೊಸ ವಿಷಯ ಹೇಳ್ತಾರೆ ಎಷ್ಟೋ ಅದರೊಳಗೆ, ಗೊತ್ತಾಯ್ತಾ? ಹೊಸ ವಿಷಯ ಹೇಳ್ತಾರೆ ಏನು ಅಂತ ಕೇಳಿದರೆ, ಆಚಾರ್ಯರು ಮದುವೆ ಮನೆ ಒಂದು ಹೋಗಿದ್ದರು ತಂದೆ ತಾಯಿಗಳು, ಅಲ್ಲಿಂದ ಹೊರಟು ಬಿಟ್ಟರು, ಹುಡುಕೊಂಡು ಹೋದ್ರು, ಕೊನೆಗೆ ಹೋಗಿ ಉಡುಪಿಯಲ್ಲಿ ಸಿಕ್ಕರು. ಆ ಕಥೆ ಹೇಳಿಬಿಡ್ತಾರೆ. ಎಷ್ಟು ವರ್ಷ ಅಂತ ಹೇಳೋದಿಲ್ಲ, ಎಷ್ಟು ವರ್ಷ ಆಯಿತು ಆಚಾರ್ಯಕ್ಕೆ ಅಂತ ಹೇಳೋದಿಲ್ಲ. ಇಲ್ಲಿ ಹೇಳಬೇಕಾದ್ರೆ ಏಕಾಕಿ ಎಷ್ಟು ವರ್ಷ ಅಂತ ಹೇಳ್ತಾರೆ, ಅಣುಮಧ್ವಿಗಳು 3 ವರ್ಷ ಆಗಿತ್ತು ಆಚಾರ್ಯಕ್ಕೆ ಅಂತ ಹೇಳ್ತಾರೆ. ಹೊಸ ವಿಷಯ ಅದು ಮಧ್ವಿಗಳಲ್ಲಿ ಬರದೇ ಇದ್ದ ವಿಚಾರ ಅಲ್ಲಿ ಬರ್ತಾ ಇದೆ. ಬರೀ ಮೆಕ್ಯಾನಿಕಲ್ ಸಂಬರಿ ಆಗಲಿಲ್ಲ, ಸ್ಪೆಷಲ್ ಅಂತ ಹೇಳ್ತಾರೆ. ಆಚಾರ್ಯರು ಗಂಗಾನದಿ ಮೇಲೆ ದಾಟಿ ಹೋಗಿಬಿಟ್ರು ಅಂತ ಹೇಳಿಬಿಡ್ತಾರೆ. ಅಷ್ಟೇ ಮಧ್ವಿಗಳು. ಮುಂದೆ ಹೇಳ್ಬೇಕಾದ್ರೆ ವಾರಿ ಸಂಸ್ತಂಭ ಯೋಗಾತ್ ಅಂತ ಕರೀತಾರೆ, ಜಲಸ್ತಂಭ ರವಾಹಾರಿಗಳು ಅಂತ ಹೇಳ್ತಾರೆ. ಡೀಟೇಲ್ಸ್ ಜಾಸ್ತಿ ಕೊಡ್ತಾರೆ ಅದರೊಳಗೆ. ಆದ್ದರಿಂದಾನೆ ಮೆಕ್ಯಾನಿಕಲ್ ತಿಳ್ಕೊಳ್ಳೋಕೆ ಹೋಗಬಾರ್ದು. ಇಲ್ಲೂ ಹಾಗೆ ಮೃತ್ಯು ತೆಗೆದು ಆಪಹ ಅಂತ ಹಾಕಿದ್ರಿಂದ ವಿಶೇಷಾಂಶ ಇದೆ. ತಾರವದ್ ದಿಶ್ಯತೋ ಮುಖಂ ತೋರಿಸ್ತಾ ಇದ್ದಾರೆ. ನಾಯುಕ್ತವಾ ಜಸನ್ನೈವ ಕಾರಣಂ ದೃಶ್ಯತೆ ಏಕೋಚಿತ್. ಆದ್ದರಿಂದ ಅಯುಕ್ತವಾದಿ ನ ಅದು ತಪ್ಪು ಹೇಳ್ತಾ ಇದೆ. ವೇದಗಳೆಲ್ಲ ಸರಿಯಾಗಿ ಹೇಳ್ತಾ ಇದೆ. ವೇದಗಳ ಅಪ್ರಾಮಾಣ್ಯಕ್ಕೆ ಮೃತ ಪ್ರದೀಪರಾದ ಮಾತುಗಳು ಸರಿಯಲ್ಲ. ಕಾರಣಂ ದೃಶ್ಯತೆ ಏಕೋಚಿತ್ ಅಸನ್ನೈವ ಇದು ಅಸದ್ ಅಧಿಕಾರಣ ಅಂತ ಬಂತು. ಅಸನ್ನೈವ ಕಾರಣಂ ದೃಶ್ಯತೆ ಕೊಟ್ಟಿದ್ ಅಸತ್ ಕಾರಣಕ್ಕೆ ವೇದ ಹೇಳುತ್ತೆ ಅಂದರೆ ವೇದ ಹೇಳ್ತಾ ಇಲ್ಲ, ಹಾಗೆಲ್ಲ ಸತ್ ತಿಳ್ಕೊಂಡಿದ್ದೆ ಅಷ್ಟೇ. ಅಸತ್ ಜೀವ ಪ್ರಧಾನಾದಿ ಶಬ್ದ ಬ್ರಹ್ಮೈವ ನಾಪರಮೇಣ ವದಂತಿ ಕಾರಣತ್ವೇನ ಸ್ವಾತಿ ಪೂರ್ಣ ಗುಣೋ ಹರಿ. ಅಸತ್ತು ಜೀವ ಪ್ರಧಾನ ಮೊದಲಾದ ಶಬ್ದಗಳು ಬ್ರಹ್ಮೈವ ನಾಪರ ಬ್ರಹ್ಮೈವ ವದಂತಿ ಪರಮಾತ್ಮನ್ನೇ ಹೇಳ್ತಾ ಇದೆ. ಅಸತ್ ಅಂದರೆ ಪರಮಾತ್ಮ, ಜೀವ ಅಂದರೆ ಪರಮಾತ್ಮ. ಜೀವ ಅಂತ ಪರಮಾತ್ಮ ಅರ್ಥ ಮಾಡಿ ಬರುತ್ತಾ ಅಂದರೆ ಎಲ್ಲಿದೆ ಜೀವ ಅಂತ ದೇವರ ಹೆಸರು? ಜೀವೋ ವಿನಯಿತ ಸಾಕ್ಷಿ ವಿಷ್ಣು ಸಹಸ್ರದ ಬಗ್ಗೆ ಜೀವನಿಗೆ ಹೆಸರು, ಜೀವ ಅಂತ ಹೆಸರಿದೆ. ನಾವು ಜೀವ ಯಾತಕ್ಕೆ ಅಂದರೆ ಚೇತನ ಅಷ್ಟೇ. ದೇವರು ಜೀವ ಯಾತಕ್ಕೆ ಅಂದರೆ ಜೀವರಿ ಜೀವ ಕೊಡ್ತಾನೆ. ಆದ್ದರಿಂದ ಜೀವ ವಿನಯಿತ ಸಾಕ್ಷಿ, ಅದಕ್ಕೆ ಜೀವ ಅನ್ನೋ ಶಬ್ದ. ಒಂದು ದೃಷ್ಟಿಯಿಂದ ವಿಷ್ಣು ಸಹಸ್ರನಾಮ ಬ್ರಹ್ಮಸೂತ್ರ ಇದ್ದಾಗೆ ಇದು ಸ್ವಾತಂತ ಏನಂತ ಜಿಜ್ಞಾ ಜನ್ಮಾದ್ಯತೆಯತಃ ಶಾಸ್ತ್ರ ತ್ವಾ ಈ ರೀತಿ ಇದ್ರೆ ಇಷ್ಟೊಂದು ವರ್ಷ ಕಾರೀತಿ ಇದೆ ಅಷ್ಟೇ. ಅದಕ್ಕೆ ವಿಷ್ಣು ಸಹಸ್ರಕ್ಕೆ ಮಹತ್ವ ಬಂತು. 100 ಅರ್ಥ ಅಂತ ಹೇಳಿದಾಗ ಸಹಜವಾಗಿ ಅದರ ಮಹಿಮೆ ಜಾಸ್ತಿ ಆಗುತ್ತೆ. ಇನ್ನೂ ಸರಿಯಾಗಿ ಓದ್ಕೊಂಡ್ರೆ ವಿಷ್ಣು ಸಹಸ್ರನಾಮ ವರ್ಸಸ್ ಬ್ರಹ್ಮಸೂತ್ರ ಅದು ಓದಿಬಿಟ್ರೆ ಎಷ್ಟು ಅದು ಬದುಕೊಂದು ಸಂಬಂಧ ಇದೆ ಗೊತ್ತಾಗುತ್ತೆ. ದೃಶ್ಯತೆ ಶ್ಲೋಕರೂಪದ ಬ್ರಹ್ಮಸೂತ್ರ, ಇದು ಸೂತ್ರರೂಪದ ಬ್ರಹ್ಮಸೂತ್ರ ಅಷ್ಟೇ. ಆದ್ದರಿಂದ ವಿಷ್ಣು ನಾಮಾವಳಿ ಅದು ಅದಕ್ಕೆ ಬ್ರಹ್ಮಸೂತ್ರ ನಾಮಾವಳಿ ಅಂತ ವಿಷ್ಣು ಸಹಸ್ರ ನಾಮಾವಳಿ ಎರಡು ನಾಮಾವಳಿಗಳು ದೇವರಿಗೆ. ನಾಯುಕ್ತವಾದ್ಯ ಸನ್ನೈವ ಕಾರಣಂ ದೃಶ್ಯತೆ ಕ್ವಚಿತ್ ಅಸಜ್ಜೀವ ಪ್ರಧಾನಾದಿ ಶಬ್ದ ಬ್ರಹ್ಮೈವ ನಾಪರಂ. ಸರ್ವಶಬ್ದ ಸಮನ್ವಯ ಮಾಡಿರೋದ್ರಿಂದ ಅಸತ್ತು ಜೀವ ಮೊದಲಾದ ಶಬ್ದಗಳನ್ನು ದೇವರನ್ನೇ ಹೇಳ್ತಾ ಇದೆ. ವದಂತಿ ಕಾರಣತ್ವೇನ ಪಾಪಿ ಪೂರ್ಣ ಗುಣೋ ಹರಿ. ಪಾಪಿ ಕಾರಣತ್ವೇನ ನ ವದಂತಿ, ಎಲ್ಲೂ ಕೂಡ ವಿಷ್ಣುವನ್ನು ಹೊರತು ಬೇರೆ ಯಾರನ್ನೂ ಕೂಡ ಪ್ರಧಾನ ಕಾರಣ ಅಂತ ಶಾಸ್ತ್ರ ಹೇಳ್ತಾ ಇಲ್ಲ. ಯಾಕೆ ವಿಷ್ಣು ಯಾತಕ್ಕೆ ಹೇಳುತ್ತೆ ಪೂರ್ಣ ಗುಣೋ ಹರಿ? ಅದಕ್ಕೆ ಅದು ಕೊಡು ಸ್ವಾತಂತ್ರ್ಯ ಸರ್ವಕರ್ತೃತ್ವ ನಾಯುಕ್ತಂ ತದ್ವದೇ ಶ್ರುತಿಃ ಭ್ರಾಂತಿಮೂಲತಯಾ ಸರ್ವ ಸಮಯಾನಾಮನುಕ್ತಿತಃ ಅಯುಕ್ತಿತಃ. ಈಗ ಸ್ವಾತಂತ್ರ್ಯ ಸರ್ವಕರ್ತೃತ್ವ ನಾಯುಕ್ತಂ ತದ್ವದೇ ಶ್ರುತಿಃ ಪೂರ್ಣಗುಣೋ ಹರಿ ಅದನ್ನು ಗೊತ್ಕೋಬೇಕು ಅಂದೆ. ಪೂರ್ಣಗುಣೋ ಹರಿ ಯಾತಕ್ಕೆ? ಸ್ವಾತಂತ್ರ್ಯ ಸರ್ವಕರ್ತೃತ್ವ ಹರಿ ಪೂರ್ಣಗುಣ ಅದಕ್ಕೆ ಅನ್ವಯ. ಆ ಹಿಂದೂ ಮುಂದೆ ಆಚಾರ ಶೈಲಿ ಹೇಗೆ ಯಾವ ರೀತಿ ಬೇಕಾದ್ರೂ ಓದ್ಕೊಂಡ್ರೆ ಜೋಡಿಸಬೇಕು. ನಾಯುಕ್ತಂ ತದ್ವದೇ ಶ್ರುತಿ ಇದು ತಿರೋದ್ರಿಂದ ಶ್ರುತಿ ಎಂದು ಕೂಡ ಏನು ಹೇಳೋದಿಲ್ಲ. ಅಯುಕ್ತಂ ನಾ ಅವದೇ ಯುಕ್ತವಾದ ಅಲ್ಲದನ್ನು ಏನು ಮಾಡಿ ಶ್ರುತಿ ಹೇಳೋದಿಲ್ಲ. ಶ್ರುತಿ ಏನು ಹೇಳಿದ್ರೆ ಏನಾಗಿರುತ್ತದೆ? ಸರಿಯಾಗಿರುತ್ತೆ. ನಮಗೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಬೇಕೆ ಹೊರತು ಅದಕ್ಕೆ ಅರ್ಥ ಇಲ್ಲ ಅಂತ ಹೇಳಬಾರದು. ಒಂದು ದೃಷ್ಟಿಯಿಂದ ವೇದ ಪ್ರಾಮಾಣ್ಯ ಸಮರ್ಥನೆಯ ಭಾಗ ಇದೆ. ಬ್ರಹ್ಮಸೂತ್ರದ ಅವಿರೋಧಾಧ್ಯಾಯದ ಮೊದಲನೇ ಪಾದ ವೇದ ಪ್ರಾಮಾಣ್ಯವನ್ನು ಎಚ್ಚರಿತಕ್ಕಂಥದ್ದು. ಅದಕ್ಕೆ ವಿಶ್ವತತ್ವ ನಿರ್ಣಯದಲ್ಲಿ ಅಷ್ಟೇ ವಿಸ್ತಾರವಾಗಿ ಹೇಳ್ತಾರೆ. ವಿಶ್ವತತ್ವ ನಿರ್ಣಯ ಪ್ರಕರಣ ಯಾತಕ್ಕಾಯಿತು ಅಂದರೆ ಅದು ಬ್ರಹ್ಮಸೂತ್ರದ ಅವಿರೋಧಾಧ್ಯಾಯ ಸೇರಬೇಕಾದ ಭಾಗ. ಇಷ್ಟೇ ಡಿಟೇಲ್ ಆಗಿ ಅಲ್ಲಿ ಹೇಳ್ಬಿಡ್ತಾರೆ. ದತದ್ ಈಗ ಸಭೆಯ ಪಾದ ಹೇಳಬೇಕು. ಸಭೆಯ ಪಾದ ಎಲ್ಲಿಂದ ಶುರುವಾಗಿತ್ತು? ನಿರೀಶ್ವರ ಸಾಂಖ್ಯದಿಂದ ಪ್ರಾರಂಭ ಮಾಡಿ ಶಾಕ್ತಮತದವರೆಗೂ ಖಂಡನೆ ಮಾಡಿದೆ. ನಿರೀಶ್ವರ ಸಾಂಖ್ಯ ಮತ, ಕೇಶ್ವರ ಸಾಂಖ್ಯ ಮತ, ಆಮೇಲೆ ಚಾರ್ವಾಕ ಮತ, ನೈಯಾಯಿಕ ಮತ, ವೈಶೇಷಿಕ ಮತ, ಬೌದ್ಧ ಮತ, ಜೈನ ಮತ, ಪಾಶುಪತ ಮತ, ಉಪಲಕ್ಷಣೆಯ ಗಾಢಪತ್ತಾದಿ ಮತಗಳು, ಕೊನೆಗೆ ಶಾಕ್ತ ಮತ, ಇಷ್ಟೆಲ್ಲ ಖಂಡನೆ ಮಾಡಿದೆ. ಅದಿಷ್ಟರ ಒಂದ್ಸತ್ ಖಂಡನೆ ತೆಗೆದುಬಿಡ್ತಾರೆ ಆಚಾರ್ಯ. ಏನಂತ? ಭ್ರಾಂತಿ ಮೂಲತಯ ಸರ್ವ ಸಮಯಾನ ಅಯುಕ್ತಿತ ನತದ್ವಿರೋಧಾದ್ವಚನಂ ವೈದಿಕಂ ಶಕ್ಯ ತಾಮ್ರತೇ. ಒಂದೇ ಶ್ಲೋಕದೊಳಗೆ ಸಮಯಪಾದ ಸಮ್ಮುಖ ಮಾಡ್ತಾರೆ. ಎಲ್ಲ ಪದ ದುರ್ಮತೆಗಳ ಕಾಮನ್ ಫ್ಯಾಕ್ಟರ್ ಏನು ಅಂದರೆ ಭ್ರಾಂತಿ ಮೂಲತಯ. ಹೇಳೋರಿಗೆ ಏನಿದೆ ಕಷ್ಟಪಾದ? ಅವರಿಗೆ ಸರಿಯಾದ ತಿಳುವಳಿಕೆ ಇಲ್ಲ, ಅವರಿಗೆ ಭ್ರಾಂತರು. ಭ್ರಾಂತರು ಏನೋ ಹೇಳಿದ್ರು, ಕೊನೆಗೆ ಸಲ ಡೀಟೇಲ್ಸ್ ಕೊಟ್ಟರು, ಕೊನೆ ಹೇಳಿದ್ರು ರೂಪದ ಬಗ್ಗೆ ಕಮಿಟಿ ವರದಿ ಕೊಟ್ಟರು. ಆ ಕಮಿಟಿ ಮೆಂಬರ್ಸ್ ಅಲ್ಲ ಎಂಥವರು? ಕುರುಡು. ಆ ವರದಿನ ಏನು ಮಾಡ್ತಾರೆ? ಡಿಸ್ಕ ಹೋಗಿ ನಿಲ್ತಾರೆ ಆ ಕಡೆ. ಈಗ ಕುರುಡ ಕೊಟ್ಟ ವರದಿಗೆ ರೂಪದ ಬಗ್ಗೆ ಅವರು ದೊಡ್ಡ ದೊಡ್ಡ ವ್ಯಾಖ್ಯಾನಗಳು. ಕಣ್ಣೇ ಇಲ್ಲ, ಹೌದು. ಅದು ಭಾರತೀಯ ಮೂಲತೆಯ ಸಮಯ ಸಿದ್ಧಾಂತ ಹೇಳಿದ್ರೆ ಏನಿರಬೇಕು? ಅವರಿಗೆ ಪ್ರಮ ಇರಬೇಕು. ಯಥಾರ್ಥ ಜ್ಞಾನ ಅನ್ನೋದು ವಕ್ತೃವಿನ ಮುಖ್ಯ ಲಕ್ಷಣ ಅಂತ ಆಯ್ತಾ. ವಿವಕ್ಷಿತಾರ್ಥ ತತ್ವಜ್ಞಾನ ಇರಬೇಕು ಅವರಿಗೆ ವಕ್ತೃವಿಗೆ, ಅದೇ ಇಲ್ಲ ಅವರು. ಆದ್ದರಿಂದ ಏನರ್ಥ ಅದಕ್ಕೆ ಬೆಲೆ ಇಲ್ಲ ಅಂತ. ಭ್ರಾಂತಿ ಮೂಲತಯ ಸರ್ವ ಸಮಯಾನ ಅಲ್ರಿ, ಭ್ರಾಂತಿ ಮೂಲ ಅಂತ ಅವ್ರು ಬೈತಿರಲ್ಲ, ಸಬ್ಜೆಕ್ಟಿವ್ ಅಟ್ಯಾಕ್ ಆಯ್ತಲ್ಲ, ಸಬ್ಜೆಕ್ಟಿವ್ ಅಟ್ಯಾಕ್ ಆಯ್ತಲ್ಲ ಅಂದರೆ ಅಯುಕ್ತಿತ. ಅದು ಹೇಳೋದಕ್ಕೆ ಏನಾಗ್ತದೆ? ಏನಿದೆ ಅದರೊಳಗೆ? ಎಲ್ಲ ಯುಕ್ತಿ ವಿರುದ್ಧ. ಗೊತ್ತಾಯ್ತಾ? ಅಲ್ಲಿ ಬುದ್ಧಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಯಾಕೆ? ಏನು ಮಾತಾಡ್ತಾರೆ ನೋಡಿದ್ರೆ ಅಂತ ಹೇಳ್ತಾರೆ. ಏನೇನೋ ಮಾತಾಡ್ತಾರೆ, ಏನರ್ಥ ಅದಕ್ಕೆ? ಬುದ್ಧಿ ಸರಿ ಇಲ್ಲ. ಇವ್ರಿಗೆ ಭ್ರಾಂತಿ ಎಫೆಕ್ಟ್ ಅಂದರೆ ಅಯುಕ್ತಿತ. ಅವ್ರ ಮಾತುಗಳೆಲ್ಲ ಏನವು? ಯುಕ್ತಿಗೆ ವಿರುದ್ಧ, ಟೋಟಲಿ ಇನ್ಕಂಪ್ಯಾಟಿಬಲ್. ಮನೆ ಅರ್ಥನೆ ಮಾಡ್ಕೊಂಡು ಜೀವ ಬ್ರಹ್ಮ ಅಂತ ಯಾರು ಹೋಗ್ಲಿಕ್ಕೆ ಸಾಧ್ಯ ಉಂಟ? ಸಾಮಾನ್ಯ ಹುಡಿ ಹಾಕ್ತಾರೆ, ಅಯ್ಯೋ ಸಾರ್ ಬೇಕಾಗಿತ್ತು ಅಂತ. ಗೊತ್ತಾಯ್ತಾ? ಏನನ್ಬೋದು ಜನ ಆಗಿದ್ರೆ ಹುಡಿ ಏನು ಸಾರ ಏನು ಪರವಾಗಿಲ್ಲ ಅಂತಾರೆ? ಸಾಧ್ಯ ಇಲ್ಲ. ಏನಾದರೂ ಹುಡಿ ಹುಡಿನೇ ಸಾರು ಸಾರೆ. ಗೊತ್ತಾಯ್ತಾ? ಒಗ್ಗುಟ್ಟು ಕೂಡ್ತಕ್ಷ ಮದ್ದಿ ಹಾಕಿ ಎಷ್ಟಿಟ್ಟು ಬರುತ್ತೆ ಕಾಯಿ? ಊಟ ಕೂಡ್ಬಿಡ್ತಾರೆ ಹಬ್ಬದ ಊಟ ಅಂತೆ, ಅದು ಮದುವೆ ಊಟ ಅಂತ ಹೇಳಿ ಮಜ್ಜಿಗೆ ತಂದುಬಿಟ್ಟು ಎಷ್ಟಿಟ್ಟು ಬರುತ್ತೆ ಅವರಿಗೆ? ಮಜ್ಜಿಗೆ ಪಾಯಸ ಅಂತ ತಿಳ್ಕೊಳ್ಳಿ ಅಂತ ಕೇಳಿದರೆ ಆಮೇಲೆ ತಲೆ ಕೆಟ್ಟಿದೆ ಅಂತ ಹೇಳ್ತಾರೆ. ಆಮೇಲೆ ತಲೆ ಕೆಟ್ಟಿದೆಯಾ? ಮಜ್ಜಿಯನ್ನು ಪಾಯಸ ಅಂದ್ರೆ ತಲೆ ಕೆಟ್ಟಿದೆ ಅಂತ ಹೇಳ್ತೀಯಲ್ಲ. ಜೀವನ ಬ್ರಹ್ಮ ಅಂದರೆ ಯಾಕೆ ಗೊತ್ತಿ ಹೇಗಿದ್ರೆ ನಿನಗೆ ನಿನ್ನ ತಲೆ ಎಷ್ಟು ಕೆಟ್ಟಿರಬೇಕು ಅಂತ ಹೇಳಿ? ಜೀವನ ಬ್ರಹ್ಮ ಅಂತ ಕರಿತೀಯಲ್ಲ, ತಲೆ ಇಲ್ಲೇ ಇಲ್ಲ ಅಂತ, ಕೆಟ್ಟಿರೋ ಪ್ರಶ್ನೆ ಅಲ್ಲ, ಇಲ್ಲೇ ಇಲ್ಲ ಅಂತ. ಹೌದಲ್ಲ? ಅದನ್ನು ಜನ ಎಷ್ಟು ಮಾಡ್ತಾರೆ ಅಂತ, ಏನು ಪಾಪ ಹೇಳ್ತಾರೆ, ಯಾಕೆ ಕೆಟ್ಟಾಗ್ತೀರಿ ಅಂತ ಕೇಳ್ತಾರೆ. ಜೀವ ಬ್ರಹ್ಮ ಅಂತ ಅವ್ರು ಕರೀತಾರೆ, ಯಾಕೆ ಕೋಪ ಮಾಡ್ಕೋತೀರಿ ಅಂದರೆ ನೀನು ಹಾಗಿದ್ರೆ ಊಟ ಕೂತಕ್ಕೆ ಗೊತ್ತಾಗುತ್ತೆ ತಲೆ ಬಾರಿ ಏನಂತೇಳಿ. ಹಾಂ, ಒಬ್ಬ ಚೆನ್ನಾಗಿ ಇದನ್ನ ಕೊಟ್ಬಿಡೋದು, ಬಿಸಿ ಬಿಸಿ ಬೈಮೇಲೆ ಹಾಕ್ಬಿಡೋದು, ಬಿಸಿನೀರು ಹಾಕ್ಬಿಡೋದು ಸಾರಕ್ಕೆ ತಕ್ಕ. ಅಯ್ಯೋ ಅಂತ ಹೇಳ್ತಾರೆ. ಇದು ತಂದೆ ನಾನು ತಿಳ್ಕೊಳ್ಳೋ ಪಾಪ ಹೇಳಿದ್ರೆ ಏನು ಮಾಡ್ತಾನೆ ಅವನು? ಅಂದರೆ ಪ್ರಾಕ್ಟಿಕಲಿ ಯೋಚನೆ ಮಾಡಿ. ಜನ ಏನು ತಿಳ್ಕೊಂಡ್ಬಿಟ್ರು ವಾಕ್ಯಾರ್ಥ ಮಾಡೋದು ಬೇರೆ, ಪ್ರಾಕ್ಟಿಕಲ್ ಯೋಚನೆ ಮಾಡೋದು ಬೇರೆ. ಹಾಲು ಹಾಕ್ಬಿಟ್ಟ, ಹಾಲಿನ ಹಾಲು ಹಾಕ್ಬಿಟ್ಟು ಹಾಲನ್ನು ತಿಳ್ಕೊಳ್ಳಿಕ್ಕೆ ಏನಾಯ್ತು? ಕೇಸ್ ಹಾಕ್ತಾರೆ ಅವನ ಮೇಲೆ, ಕೇಸ್ ಹಾಕಿ ಅವನು ಶಿಕ್ಷೆ ಹಾಕ್ತಾರೆ. ಅವ್ನು ಹ್ಯಾಂಗ್ ಮಾಡಿಬಿಡ್ತಾರೆ ಅವನನ್ನು? ಹಾಲು ಕೊಡೋದ್ರು ಪಾಲಿಡ ಕೊಟ್ಟರೆ ಹ್ಯಾಂಗ್ ಮಾಡ್ತಾರೆ? ಜೀವನ ಪರಮಾರ್ಥ ಅಂತ ಕಂಡ್ರೆ ಅನ್ನ ತಮಸ್ಕೆ ಹಾಕ್ತಾರೆ. ಅದಕ್ಕೆ ಬರೀ ಹ್ಯಾಂಗ್ ಮಾಡೋದಿಲ್ಲ, ಒನ್ ಫಾರ್ ಆಲ್ ಗಾಡ್ ಅಂತ ಹೇಳಿಬಿಡ್ತಾರೆ. ಎಂಥ ದೊಡ್ಡ ತಪ್ಪು ಮಾಡಿದ್ದಾರೆ ಅವರು? ನಮ್ಮ ಜನಕ್ಕೆ ಅರ್ಥ ಆಗಿದೆ, ನಮ್ಮ ಜನರಲ್ಲಿ ಕೆಡ್ತಿರ್ತಾರೆ. ಯಾಕೆ ಅದೇ ಇದ್ರ ಬಾರಿ ಬೈತೀರಿ ನೀವು ಅಂತ ಕೇಳಿದರೆ, ಇದನ್ನು ಹೇಳಿದ್ರೆ ಬೈದ ಹೊರೋದಕ್ಕಾಗುತ್ತೆ ಯೋಚನೆ ಮಾಡಿ. ಅರ್ಥ ಆಯ್ತಾ? ಇದನ್ನೇ ಅರ್ಥ ಮಾಡ್ಕೊಂಡ್ರೆ ಬೈಯೋದಕ್ಕೆ ಒಂದು ಕಾರಣ ಇರುತ್ತೆ. ಸುಮ್ಮ ಸುಮ್ಮನೆ ಬೈಯೋದಿಲ್ಲ. ಆಚಾರ್ಯರು ಯಾಕೆ ಕಲಿಸಿದ್ರು? ಹಾಂ, ಅವ್ರು ವಿಪ್ರಲಂಭ. ಯೋ ವಿಪ್ರಲಂಭ ಮತಿ ಪ್ರಭೂತ ವಾದನಾಂ ಜನಶ್ಚ ಕೃತವಾನ್ ಭುವಿತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದ ತೀರ್ಥ ಮುನಿವರ್ಯಂ ಅಹಂ ನಮಾಮಿ. ಅದು ಸುಭತೀಂದ್ರ ಸ್ವಾಮಿ ಬರೆದ ಶ್ಲೋಕ, ದೇವಪೂಜಾ ಪದ್ಧತಿ ಅಂತ ಬರೆದಿದ್ದಾರೆ. ಅದರ ಆರಂಭದಲ್ಲಿ ನಾರಾಯಣಾಯ ಪರಿಪೂರ್ಣಗಳು ಮೊದಲನೇ ಶ್ಲೋಕ ಎಣ್ಣೆ ದೇವ ವಿಪ್ರಲಂಭ ಉಪರೀತ ಮತಿ ಪ್ರಭೂತಾನ್ ವಾದಾನಂತ ಅಲ್ಲಿ ಬರೆದಿದ್ದಾರೆ. ಮುಂದೆ ತಿಳಿಸ್ತಾರೆ, ಇದನ್ನ ಅರ್ಥ ಸ್ವಾತಂತ್ರ್ಯ ಸರ್ವಕರ್ತೃತ್ವ ನಾಯುಕ್ತ ತದ್ವದೇ ಶ್ರುತಿ ಭ್ರಾಂತಿ ಮೂಲತೆಯ ಸರ್ವ ಸಮಯಾನ ಅಯುಕ್ತಿತ ನ ತದ್ವಿರೋಧಾದ್ ವಚನ ವೈದಿಕಂ ಶಂಕ್ಯತಾಮ್ರಜೆ ಅಂಥ ಒಂದು ಅನಧಿಕೃತ ಸ್ಮೃತಿಗಳಿಗೆ ವಿರೋಧವಾಗುತ್ತೆ ಮತಗಳಿಗೆ ವಿರೋಧವಾಗುತ್ತದೆ ಅಂತೇಳಿ ವೈದಿಕ ಮತ ಬಿಡಕ್ಕಾಗುತ್ತಾ ಹದಿನೇನ ಅಂತ ಹೇಳ್ಬಿಡ್ತ ಅವೈದಿಕವಾದಂಥ ಮತಗಳು ಭ್ರಾಂತ ಮತಗಳಿಂದ ವೈದಿಕ ಮತಕ್ಕೆ ಯಾವ ವಿರೋಧವೂ ಬರೋ ಚಾನ್ಸಸ್ಸೇ ಇಲ್ಲ ಅಂತ ಹೇಳ್ಬಿಡ್ತಾರೆ ನ ತದ್ವಿರೋಧ ವಚನಂ ವೈದಿಕಂ ಶಂಕ್ಯತಾಂ ವ್ರಜೆ ಆಕಾಶಾದಿ ಸಮಸ್ತಂಚ ಸಜ್ಜಂ ತೇನೈವ ಲೀಯತೆ ಈಗ ಯಾವುದಿದಾಗ ಎರಡನೇ ಪಾದ ಮೂರನೇ ಪಾದಕ್ಕೆ ಬಂದು ಇಲ್ಲಿ ಸಾರಸ್ಯದಲ್ಲಿ ಬಿಟ್ಟುಕೊಂಡಿದೆ ವೇದವ್ಯಾಸದೇವರು ಪತ್ಯುರಸಾಮಂಜಸ್ಯ ಈ ಪಶುಪತ್ಯ ಅಧಿಕರಣವನ್ನು ಬರಬೇಕಾದ್ರೆ ಪತ್ಯುರಸಾಮಂಜಸ್ಯ ಅಂತ ಹೇಳಿದರು ಆಚಾರ್ಯ ಅದಕ್ಕೆ ಏನು ಮಾಡ್ತಾರೆ ಅನ್ವೇಷಣೆ ಬರಬೇಕಾದ್ರೆ ಬರೀ ರುದ್ರದೇವರ ಮತ ಪಾಶುಪತ ಮತ ಅಷ್ಟೇ ಖಂಡನೆ ಮಾಡ್ತಾ ಇಲ್ಲ ಉಳಿದ ಎಲ್ಲ ಮತಗಳು ಯಾವ ಮತಗಳು ಗಣಪತಿ ಮತ ಸೌರ ಮತ ಗಣಪತ ಮತ ಆಮೇಲೆ ಸ್ಕಂದ ಮತ ಎಲ್ಲ ಮತದ ಹೋಗುತ್ತೆ ಅಂತ ಹೇಳ್ಬಿಟ್ರು ಅದು ಗೊತ್ತಾಯ್ತಾ ಅದು ಹೇಗೆ ಗೊತ್ತಾಗ ಗುರುದಾರು ಬರೋದಿಲ್ಲ ಅಂದ್ರೆ ಬರೀ ಪಾಶು ಮಹಾಶ ಮತ ಅಪಾಕರೋತಿ ಅಂತ ಬರೆದ್ಬಿಡ್ತಾರೆ ಅಷ್ಟೇ ಬೇರೆಯವರು ಆಚಾರ ಹೇಳ್ತಾರೆ ಅನುವ್ಯಾಖ್ಯ ಎಕ್ಸ್ಟೆಂಡ್ ಮಾಡ್ತಾರೆ ಈ ಪಶುಪತಿ ಅಧಿಕರಣ ಅನ್ನೋದು ಪಾಶುಪತ ಮತದ ಜೊತೆಗೆ ಸೌರಾದಿ ಎಲ್ಲ ಮತಗಳಿಗೂ ಖಂಡನೆಯಾಗಿದೆ ಅಂತ ಹೇಳ್ಬಿಡ್ತಾರೆ ಯಾಕೆಂದರೆ ಸಮಯಾನ ಅವಿಶೇಷತಃ ಎಲ್ಲ ತಿಳಿಸಿಕೊಂಡು ಒಂದೇ ಸಬ್ಸ್ಕ್ರೈಬ್ ಮಾಡ್ಬೇಕಾದ್ರೆ ಸೂರ್ಯ ಗಣೇಶ ತೆಗೆದಾಕಿಬಿಟ್ರೆ ಉಳಿದೆಲ್ಲ ಕಾಮನ್ ಆದ್ದರಿಂದ ಎಲ್ಲದಕ್ಕೂ ಆಯ್ತು ಅಂತ ಹೇಳ್ಬಿಡ್ತಾರೆ ವೇದವ್ಯಾಸ ಅದಕ್ಕೆ ಏನು ಮಾಡಿದ್ದಾರೆ ಪಶುಪತ್ಯೇ ಅಸಾಮಂಜಸ್ಯ ಅಂತ ಹೇಳಿಲ್ಲ ಪತ್ಯು ಅಸಾಮಂಜಸ್ಯ ಅಂತ ಪತ್ಯು ಹೋದ್ರೆ ಏನು ಗೊತ್ತಾ ಎಲ್ಲದಾಗುತ್ತೆ ಪಶುಪತಿ ರುದ್ರದೇವರು ದಿನಪತಿ ಸೂರ್ಯ ಸೇನಾಪತಿ ಕಂದ ಗಣಪತಿ ಗಣೇಶ ಸೊ ಎಲ್ಲ ಪತಿಗಳು ಬಂದು ಬರ್ತಾರೆ ವೇದವ್ಯಾಸ ದೇವರು ಹೇಗೆ ಮಾಡಿದ್ದಾರೆ ಅಂದರೆ ಎಲ್ಲ ಪತಿಗಳು ಸೇರಿಸಿಬಿಟ್ಟು ಹಾಕಿಬಿಟ್ಟಿದ್ದಾರೆ ಆಚಾರ್ಯ ಒಬ್ಬರೇ ಅದು ತಿಳಿಸಿದ್ದು ಅದು ಯಾಕೆ ಎಕ್ಸ್ಟೆಂಡ್ ಮಾಡಿಬಿಟ್ರು ಅಂದರೆ ಆಚಾರ ವೈಶಿಷ್ಟ್ಯ ನಿಜವಾಗ್ಲೂ ಆಚಾರ ಮತವನ್ನೇ ಅದು ಸರಿಯಾಗಿ ಪ್ರವಚನ ಮಾಡಿಬಿಟ್ರೆ ಎಲ್ಲ ಮಧ್ವರಾಗಿಬಿಡ್ತಾರೆ ಅಂಥ ಒಂದು 100% ಕ್ಲಾರಿಟಿ ಅಷ್ಟು ಕ್ಲಾರಿಟಿ ಸಿಂಪ್ಲಿಸಿಟಿ ಅಷ್ಟೇ ಡೆಪ್ತ್ ಏನು ಬೇಕು ನಿಮಗೆ ಅದೆಲ್ಲ ಇರೋ ಸಿದ್ಧಾಂತ ಅದನ್ನು ನಮ್ಮ ಮಕ್ಕಳಿಗೆ ಹೇಳಿಲ್ಲವ ನಮ್ಮ ದುರಂತ ಕಂಡವ್ರಿಗೆ ಹೇಳೋದು ಬೇಕಾಗಿಲ್ಲ ನಮ್ಮ ನಮ್ಮ ಜನಗಳಿಗೆ ಹೇಳಿದ ಜನಗಳು ಇವತ್ತು ಬದ್ಧಾಚಾರ ಮರ್ತೇ ಬಿಟ್ಟಿದ್ದಾರೆ ಹೆಚ್ಚಿಗೆ ರಾಯರು ಗೊತ್ತಿದ್ದೆ ಬದ್ಧಾಚಾರ ಗೊತ್ತಿದ್ದಾರೆ ಜನಗಳಿಗೆ ಇವತ್ತು ರಾಯರು ಹೇಳ್ತಾರೆ ಅವ್ರ ಟಿಪ್ಪಣಿಕಾರರು ಅವ್ರ ಬಗ್ಗೆ ಗೊತ್ತಿದ್ದು ನಿಮಗೆ ಆಚಾರ ಬಗ್ಗೆ ಗೊತ್ತಿಲ್ಲ ಅಂತ ಕೇಳಿದರೆ ರಾಯರಿಗೆ ಸಂತೋಷ ಪಡ್ತಾರೆ ಅದರಿಂದ ಏನಾದ್ರು ಏನು ಮಾಡಿದ್ರು ಸಂತೋಷ ಪಡ್ತಾರೆ ಶ್ರೀ ಪೂರ್ಣಬೋಧ ಗುರುತೀರ್ಥ ಅಂದರೆ ಶುರುವಾಗ ಅವ್ರ ಸ್ತೋತ್ರ ಅವ್ರ ಸಮ್ಯತ್ರ ಒಪ್ಪದೆ ಶ್ರೀ ಪೂರ್ಣಬೋಧ ಗುರುತೀರ್ಥ ಅಂದರೆ ಖುಷಿಯಾಗೋದು ಅವ್ರಿಗೆ ಇದು ನಮ್ಮ ಮಟ್ಟ ಬಿಟ್ಟರೆ ಎಷ್ಟು ತಪ್ಪಾಗುತ್ತೆ ಆರಾಧನೆಗಳು ಮಾಡ್ತಾರೆ ಬರೀ ಊಟ 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 ಅಷ್ಟೇ ಅಲ್ಲಿ ಹೋದರೆ ರಾಯರು ಯಾರೊಬ್ಬರು ಗೊತ್ತಿರಲಿಲ್ಲ ಬಟ್ ರಾಯರು ಯಾರು ಇದ್ದಿದ್ದು ಯಾರು ಯಾರು ಗೊತ್ತಿಲ್ಲ ಊಟ ಮಾಡಿಕೊಂಡು ಏನು ಮಾಡಿದ್ರು ಹುಡಿ ಏನು ಮಾಡಿದ್ರು ಸಾರ ಏನು ಮಾಡಿದ್ರು ಅಷ್ಟೇ ಹೊರತು ರಾಯರು ಯಾರು ಬಂದಿದ್ದು ಒಂದ ರಾಯರು ಒಂದು ಗಂಟೆ ಏನು ಬರ್ತಿದ್ದಾರೆ ನಮಗೆ ವೆರಿ ಬ್ಯಾಡ್ ಅಪ್ರೋಚ್ ಯಾವುದೇ ಆರಾಧನೆಗಳಲ್ಲಿ ಅದು ದೊಡ್ಡ ದೋಷ ಅಂತ ಕೇಳಿದರೆ ಮುಖ್ಯ ಉದ್ದೇಶನೇ ಫಲಿಸೋದು ಕೆಮಿಸ್ಟ್ರಿ ಸೆಮಿನಾರ್ ಅಂತ ಕರೆಯೋದು ಬಿಸಿಬಾಡಿ ಬಾತ ಹಾಕಿಬಿಟ್ರೆ ಎಷ್ಟಿಟ್ಟು ಬರುತ್ತೆ ಕೆಮಿಸ್ಟ್ರಿ ಸೆಮಿನಾರ್ ಬರುತ್ತೆ ಲೌಕಿಕ ಸೆಮಿನಾರ್ಗಳು ಮಾಡ್ತಾರೆ ಆ ಮೇನ್ ಇಂಟೆನ್ಷನ್ ಕಳ್ಕೊಳ್ಳೋದಿಲ್ಲ ಮೇನ್ ಪರ್ಪಸ್ ಸಾಲ್ವ್ ಮಾಡ್ತಾರೆ ಸರ್ವ್ ಆಗುತ್ತದೆ ನಮ್ಮಲ್ಲಿ ವೇಸ್ಟ್ ಆಗಿರುತ್ತೆ ಅದು ತಪ್ಪಾಗ ನಿಜವಾದ ಅರ್ಥದಲ್ಲಿ ಬಹಳ ಗಮನ ಕೊಡಬೇಕಾದ ಮಾತು ಎಷ್ಟು ಜನತೆ ಅವ್ರ ಮತದೊಳಗೆ ಎಷ್ಟು ತೋರಿಸ್ತಾರೆ ಅಂದರೆ ಪರಮಾಶ್ಚರ್ಯ ಆಗಬೇಕು ವೇದವ್ಯಾಸದೇವರ ಭಾಗ ಅವರಿಗೆ ಗೊತ್ತಾಯ್ತು ಅದಕ್ಕೆ ಗುರುಭಾವವನ್ನು ವ್ಯಂಜಯಿಸಿ ಭಾಷೆ ಇದ್ದಾಗೆ ವೇದವ್ಯಾಸರ ಭಾವ ವಿಜಯಾಸ ಹೇಳ್ತಾರೆ ವೇದವ್ಯಾಸರ ಭಾವನ ಬದ್ಧಮುನಿ ರಾಯ ಬಲ್ಲ ಅಂತ ಹೇಳಿದ್ದಕ್ಕೆ ನಿದರ್ಶನ ಪತಿಯು ಪತ್ಯು ಅಸಾಮಂಜ ಶಾಪ್ತ ಮತ್ತು ನಿದರ್ಶನ ನತದ್ವಿರೋಧಾದ್ವಚನ ವೈದಿಕಂ ಶಂಕ್ಯತಾಂ ವ್ರಜೆ ಆಕಾಶಾದಿ ಸಮಸ್ತಂಚ ತಜ್ಜಂ ತೇನೈವ ಲೀಯತೆ ಈಗ ಮೂರನೇ ಪಾದ ಶ್ರುತಿ ವಿರೋಧ ಪಾದ ಅನ್ನಾವಿಯದ ಅನುಪತ್ತಿ ಮತ ಅನ್ನವಿಯದ ಶ್ರುತಿಯೇ ಇದ್ವಂತಲ್ಲ ಆ ರೀತಿ ಆಕಾಶ ಕುಟ್ಟಿದೆಯೋ ಇಲ್ವಂದ್ರೆ ಎಲ್ಲ ಕೇಳಬೇಡ ಆಕಾಶಾದಿ ಸಮಸ್ತಂಚ ಆಕಾಶ ಪ್ರಕೃತಿ ಮುಖ್ಯ ಪ್ರಾಣ ಯಾರನ್ನೇ ತಗೊಳ್ಳಿ ಏನಿದೆ ತಜ್ಜಂ ತೆನೈವ ಲೀಯತೆ ತಜ್ಜಂ ತಸ್ಮಾತ್ ಜನಿತಂ ತೆನೈವ ಲೀಯತೆ ಅವರಿಂದ ಹುಟ್ಟುತ್ತೆ ಅವರಿಂದ ಹೋಗುತ್ತೆ ಅವರಿಂದ ಹೊರತು ಬೇರೆ ಯಾರಿಗೂ ಇಲ್ಲ ಸೋ ಅನುತ್ಪತ್ತಿ ಲಯ ಕರ್ತ ಜೀವ ತದ್ವಚಗಸ್ತದಾ ಸದಾ ಭಾಸೋ ಹರಿ ಸರ್ವ ರೂಪೇಶ್ವಪಿ ಸಮಸ್ತದಾ ಪರಮಾತ್ಮನಿಗೆ ಉತ್ಪತ್ತಿ ಯಾರಿಂದ ಪರಮಾತ್ಮನ ಲಯ ಯಾರಿಂದ ಅಂದರೆ ಅದೇ ಅಸಂಭವಸ್ತು ಸತಃ ಅಂತ ಅದು ಸೂತ್ರ ಅಲ್ಲಿ ಹೇಳ್ತಾರೆ ಅನುಸೋ ಅನುತ್ಪತ್ತಿ ಲಯ ಅದಕ್ಕೆ ಉತ್ಪತ್ತಿನೂ ಇಲ್ಲ ಲಯನೂ ಇಲ್ಲ ವಿಷ್ಣು ಅನುತ್ಪತ್ತಿ ಲಯ ಉತ್ಪತ್ತಿ ಲಯರಹಿತ ಅಂತ ಕರ್ತ ಜೀವ ತದ್ವಶಗಸ್ತದ ಜೀವೋಪಿ ಕರ್ತ ಜೀವನಿ ಕರ್ತೃತ್ವ ಇದೆ ಕರ್ತ ಓಂ ಕರ್ತ ಶಾಸ್ತ್ರಾರ್ಥವತ್ವ ಅದೇ ಪದ ಇಟ್ಟಿದ್ದಾರೆ ಕರ್ತ ಜೀವ ಕರ್ತ ಆದರೆ ಸದಾ ತದ್ವಶಗ ಕರ್ತ ಅದು ಮುಖ್ಯ ಜೀವ ತದ್ವಶಗ ಕರ್ತ ಪರಾಧೀನ ಕರ್ತ ಸ್ವತಂತ್ರ ಕರ್ತ ಅಲ್ಲ ಪರಮಾತ್ಮ ಸ್ವತಂತ್ರ ಕರ್ತ ಜೀವ ಪರತಂತ್ರ ಕರ್ತ तदा तद्वचकः सन् कर्ता तदा भासो अशेल तदा भासः परमात्मनिगे ओम आभास एव च ब्रह्मसूत्र परमात्म प्रतिबिंब ಜೀವ ಪ್ರತಿಬಿಂಬ ಎಷ್ಟು ಡಿಪೆಂಡೆಂಟ್ ಅಂದರೆ ಟೋಟಲಿ ಡಿಪೆಂಡೆಂಟ್. ಇವತ್ತು ಯಾರೇ ಎಂಥ ಕೋಟ್ಯಂತರ ಲಕ್ಷಾಂತರ ಸಂಬಳ ಕೊಡೋ ಯಜಮಾನ ಇದ್ದರೂ ಕೂಡ ಅವನ ದೂತ 100% ಡಿಪೆಂಡೆಂಟ್ ಅಲ್ಲ, ಗೊತ್ತಾಯ್ತಾ? ಸ್ವಲ್ಪ ಏನಾದ್ರು ಮಾಡಕ್ಕೆ ಕೊಡ್ತಾರೆ. ಆದರೆ ಬಿಂಬ ಪ್ರತಿಬಿಂಬ ಮಾತ್ರ ಹೇಗಿರುತ್ತೆ? 100% ಡಿಪೆಂಡೆಂಟ್. ಅದಕ್ಕೆ ಬಿಂಬ ಪ್ರತಿಬಿಂಬ ಭಾವ ಅಂತ ಹೇಳೋದು. ದೇವರಿಗೆ ನಮ್ಗೆ ಎಷ್ಟು ಸಂಬಂಧ ಇದೆ ಅಂತ ಕೇಳಿದರೆ ಬಿಂಬ ಪ್ರತಿಬಿಂಬ ಭಾವ. ಏನೇ ಮಾಡಬೇಕಾದ್ರೂ ದೇವರ ದಯ ನಮಗೆ ಬೇಕು. ಅದಕ್ಕೇನೆ ಹೇಳ್ತಾರೆ, ಸದಾಭಾಸೋ ಹರಿಸ್ತನ್ನ ಸರ್ವ ರೂಪೇಶ್ವತಿ ಸಮಸ್ತದ. ಪರಮಾತ್ಮ ಇಷ್ಟರಿಗೆಲ್ಲ ಪ್ರತಿಬಿಂಬ ಆಗಿದ್ದ ಬಿಂಬ ಆಗಿದ್ದಾನಲ್ಲ, ಅವನು ವ್ಯತ್ಯಾಸ ಉಂಟು ಅಂದರೆ ಇಲ್ಲ. ಸರ್ವ ರೂಪೇಶ್ವತಿ ಸಮಸ್ತದ, ಎಲ್ಲ ರೂಪಗಳಲ್ಲೂ ಅಷ್ಟೇ ಶಕ್ತಿ ಇದೆ. ಪೂರ್ಣಪದ ಪೂರ್ಣವಿದ ಮುಖ್ಯ ಪ್ರಾಣಸ್ತೇಂದ್ರಿಯಾಣಿ ದೇಹಶ್ಚೈವತದುದ್ಭವ ಮುಖ್ಯ ಪ್ರಾಣವಶೇ ಸರ್ವಂ ಸ ವಿಷ್ಣೋರ್ವಚಕಸ್ತದ. ಮುಖ್ಯ ಪ್ರಾಣಸ್ಯ ಇಂದ್ರಿಯಾಣಿ ದೇಹಶ್ಚೈವ ತದುದ್ಭವ. ಮುಖ್ಯ ಪ್ರಾಣ, ಇಂದ್ರಿಯಾಣಿ, ದೇಹ ಎಲ್ಲವೂ ಭಗವಂತನಿಂದನೇ ಬಂದಿರೋದು. ಅದು ಮುಖ್ಯ ಪ್ರಾಣದೇವರಿಗೆ ಹುಟ್ಟುಂಟು ಅಂತ ಕೇಳಿದರೆ ಉಂಟು. ಯಾರಿಂದನೂ ಇಲ್ಲ. ಯಾರಿಂದ ಉಂಟು? ದೇವರಿಂದನೇ ಉಂಟು. ಹೊರಗೆ ಬೇರೆಯವರಿಂದ ಹುಟ್ಟಿಲ್ಲ. ಉಳಿದವರಿಗೆ ಬೇರೆಯವರಿಂದ ಹುಟ್ಟುಂಟು, ಒಳ ದೇವರು ಮಾಡುತ್ತಾರೆ. ಇದು ಇನ್ನೊಂದು ಅರ್ಥ ಕೊಡುತ್ತೆ. ಮುಖ್ಯ ಪ್ರಾಣ ತದುದ್ಭವ. ಹನುಮಂತ ದೇವರು ಎಲ್ಲಿಂದ ಬಂದರು? ರಾಮದೇವರಿಂದ. ತದರ್ಥಂ ಉದ್ಭವ ಯಸ್ಯ, ಹರಿಸೇವೆಗೋಸ್ಕರ ಬಂದರು. ಭಗವತ್ ಕಾರ್ಯ ಸಾಧಕ ಇನ್ನೊಂದು ಅರ್ಥ, ಗೊತ್ತಾಯ್ತಾ? ಅವರಿಗೋಸ್ಕರ ಬಂದರು. ಅದೇ ರೀತಿಯಲ್ಲಿ ಅಪ್ಪಣೆ ಮಾಡಿದ ಪರಮಾತ್ಮ ಅದಕ್ಕೆ ಬಂದರು. ತದುದ್ಭವ ಭೀಮಸೇನರು ಯಾತಕ್ಕೆ ಬಂದರು? ಪರಮಾತ್ಮ ಕಳಿಸಿದ್ದಕ್ಕೆ ಬಂದರು. ಮಧ್ವಾಚಾರ್ಯ ಯಾತಕ್ಕೆ ಬಂದರು? ಆನಂದಯೇ ಸುಮುಖ ಭೂಷಿತ ಭೂ ವಿಭಾಗ ಅಂತ ಕಳಿಸಿದ್ದಕ್ಕೆ ಬಂದರು. ತದುದ್ಭವ, ಗೊತ್ತಾಯ್ತಾ? ಅವರ ಆಜ್ಞೆಯಿಂದ ಹುಟ್ಟಿದರು, ಅವರ ಸೇವೆಗೋಸ್ಕರ ಹುಟ್ಟಿದ್ರು, ಸರಿತಾ? ಅದರ ಜೊತೆಗೆ ಅವರ ಸೃಷ್ಟಿ ಯಾರು ಮಾಡಿದರು ಅಂದರೆ ವಜ್ರಾಜ ಸ್ವಾಮಿ ಬರೀತಾರೆ. ಅವರು ವಜ್ರಾಜ ಪ್ರತಿಷ್ಠಾಪನೆ ಮಾಡಿದ ಭದ್ರಾಚಾರ್ಯ ವಜ್ರಾಜ ಸ್ವಾಮಿಗಳೇ. ಇಲ್ಲಿ ವಿಗ್ರಹ ಇರೋ ವಜ್ರಾಜ ಸ್ವಾಮಿಗಳಿಂದ ಬಂದಿರೋದು. ಬಳಿತಾ ಸೂತ್ರ ಅಷ್ಟ ಬರೆಯ ಬರೀತಾರೆ. ದಶಪ್ರಮತಿಂ ಜನಯಂತ ಯೋಷಣ ಬಳಿತಾ ಸೂತ್ರ. ದಶಪ್ರಮತಿಂ ಜನಯಂತ ಯೋಷಣ, ಏ ಹೇಗಂದ್ರರ್ಥ? ದಶಪ್ರಮತಿಯನ್ನು ಮಧ್ವಾಚಾರ್ಯರನ್ನ ಯೋಷಣ, ಯೋಷ ಅಲ್ಲ, ಯೋಷಣ ಅಂದರೆ ಸ್ತ್ರೀಯರು ಅಂತ ಅರ್ಥ. ಸ್ತ್ರೀಯರು ಹುಟ್ಟಿಬಿಟ್ರು. ಅರೇ, ವೇದವತಿ ದೇವಿಯಿಂದ ಹುಟ್ಟಿದ್ದಾರೆ ಸ್ತ್ರೀಯರು ಜಾತಕ ಬಂತು ಅಂತ ಕೇಳಿದರೆ ಅಲ್ಲ, ಅವರ ನಿಮಿತ್ತ ಅಷ್ಟೇ. ಒಳಗಿದ್ದು ಶ್ರೀ ಭೂ ದುರ್ಗಾರೂಪದ ಮಹಾಲಕ್ಷ್ಮಿ ದೇವಿ ಹುಟ್ಟಿದರು ಅಂತ ಅರ್ಥ. ಅದಕ್ಕೆ ಯಾರು ಬಂದರೀಗ? ತದುದ್ಭವ, ಸಾಕ್ಷಾತ್ ಪರಮಾತ್ಮನಿಂದ. ಅವರು ಹುಟ್ಟಿದ್ದಾಗ ಜಲಕ್ಷ್ಮಿ ನಾರಾಯಣ ದೇವಿಯಿಂದ. ಅದು ನಿಜನೇ. ಅದಕ್ಕೆ ದುರ್ಗಾದೇವಿ ಹೆಸರು ಬಂದು ಅದಕ್ಕೆ ಶ್ರೀ ಭೂ ದುರ್ಗಾರೂಪದ ಮಹಾಲಕ್ಷ್ಮಿ ದೇವಿ ಅವರ ತಾಯಿ. ಪ್ರತಿನಿತ್ಯ ಆಚಾರ್ಯ ಇಲ್ಲಿರೋಕ್ಕೆ ಅಲ್ಲೇ ಸೇರ್ತಿದ್ರು. ಒಬ್ಬನ ವರ ವಿಮಾನ ಗಿರೋಪಿ ಚಂಡಿಕ ಅಂತ ಹೇಳಬೇಕಾದ್ರೆ ಯಾವಾಗಲೂ ಅಲ್ಲೇ ವಾಸ. ತಾಯಿ ಕರೆದ ಹಾಗೆ ಬರೋದು ಅಷ್ಟೇ ಹೊರತು ಮುಖ್ಯ ತಾಯಿ ಅವರಲ್ಲ. ಮಗು ಎಲ್ಲಿರು ಸಾಮಾನ್ಯವಾಗಿ ತಾಯಿ ಹತ್ರ. ಅವರ ತಾಯಿ ದುರ್ಗಾದೇವಿ ಆದ್ದರಿಂದ ಅಲ್ಲೇ ಓಡಾಡ್ಕೊಂಡಿದ್ರು. ಅದು ತಮ್ಮ ತಾಯಿ ಯಾರು ತೋರಿಸ್ಬೇಕಾದ್ರೆ ಹಾಗೆ ಮಾಡ್ತಾರೆ. ಅಲ್ಲಿ ತಂದೆ ಇದ್ದಾರೆ ಪರಶುರಾಮದೇವರು. ತಂದೆ ತಾಯಿ ಹತ್ರ ಓಡಾಡ್ಕೊಂಡಿದ್ರು. ಇವ್ರ ಹೆಸರು ತಂದೆ ತಾಯಿ ಕಡೆ ಹೊರತು ಬೇರೆ. ಅದು ಅದಕ್ಕೆ ತದುದ್ಭವ ಅನ್ನೋದಕ್ಕೆ ತಮ್ಮ ವಿಷಯ ಹೇಳ್ಕೊಂಡಾಗ. ಅಲ್ಲಿ ಅರ್ಥ ಮಾಡಬೇಕಂದ್ರೆ ಎಲ್ಲ ಮುಖ್ಯ ಪ್ರಾಣಪರ ಅರ್ಥ ಮಾಡಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ, ಗೊತ್ತಾಯ್ತಾ? ಸರ್ವ ಶಬ್ದ ಪ್ರತಿಪಾದ್ಯತ್ವ ಒಂದು ಸ್ಟೇಜಲ್ಲಿ ವಾಯುದೇವರಿಗೆ ಬರುತ್ತೆ. ಅದಕ್ಕೆ ನೋಡ್ಬೋದು, ಅನುಭಾಷೆ ಪ್ರತಿಪಾದ್ಯತ್ವ ವಾಯುದೇವರಿಗೆ ಉಂಟು. ಆಕಾಶಾದಿ ಸಮಸ್ತಂತ್ಯಾ ಸದ್ಯಂ ತೇನೈವ ಗೀಯತೆ ಸೌರೋತ್ಪತ್ತಿ ನಯ ಕರ್ತ ಜೀವಸ್ತದ್ವಜಗತ್ತದ ಸದಾಭಾಸೋ ಹರಿಸ್ಸಮ್ಯಕ್ ಸರ್ವರೂಪೇಶ್ವಿ ಸಮಸ್ತದ ಮುಖ್ಯ ಪ್ರಾಣಶೇಂದ್ರಿಯಾಣಿ ದೇಹಶ್ಚೈವ ತದುದ್ಭವ ಮುಖ್ಯ ಪ್ರಾಣವಶೇ ಸರ್ವಂ ಸ ವಿಷ್ಣೋರ್ವಶಗತ್ತದ. ಎಷ್ಟು ಸ್ಪಷ್ಟ ಇದೆ! ಮುಖ್ಯ ಪ್ರಾಣವಶೇ ಸರ್ವಂ ಸ ವಿಷ್ಣೋ ವಶಗತ್ತದ. ಮುಖ್ಯ ಪ್ರಾಣದ ವಶದಲ್ಲಿ ಎಲ್ಲವೂ ಇದೆ. ಆತ ವಿಷ್ಣೋರ್ವಶಗ, ವಿಷ್ಣುವ ವಶದಲ್ಲಿ ಯಾವಾಗಲೂ ಇದೆ. ಸದಾ ಅಲಿಗು ಅನ್ವಯ ಮತ್ತೆ ಸರ್ವಂ ಮುಖ್ಯ ಪ್ರಾಣವಶೇ ಸದಾ. ಆದರೆ ಅದೇ ರೀತಿಯಲ್ಲಿ ಸಹ ಮುಖ್ಯ ಪ್ರಾಣ ಸದಾ ವಿಷ್ಣೋರ್ವಶಗ, ಸದಾ ವಿಷ್ಣುವಿಗೆ ವಶರಾಗಿದ್ದಾರೆ. ಸರ್ವ ದೋಷೋಜ್ಜಿತ ತಸ್ಮಾತ್ ಭಗವಾನ್ ಪುರುಷೋತ್ತಮ. ಮುಖ್ಯ ಪ್ರಾಣದೇವರೇ ಹೀಗಿರಬೇಕಾದ್ರೆ ಅವರ ಸ್ವಾಮಿ ಹೇಗಿರಬೇಕು ಲೆಕ್ಕ ಹಾಕಿ ಅಂತ ಹೇಳ್ತಾರೆ. ಇದು ಆಚಾರ್ಯ ಕೊಟ್ಟ ಯುಕ್ತಿ. ಕೃಷ್ಣ ಸರ್ವೋತ್ತಮ, ರಾಮ ಸರ್ವೋತ್ತಮ. ಯಾತಕ್ಕೆ ಅಂತ ಕೇಳಿದರೆ ಅಲ್ಲಿ ಹೇಳ್ತಾರೆ, ಕೃಷ್ಣ ಪರಮಪೂಜ್ಯ ಶ್ರೀಪಾದರು ಆಗಮಿಸಿದ್ದಾರೆ, ಅವರಿಗೆ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಪೂರ್ವಕವಾದಂತಹ ಸ್ವಾಗತವನ್ನು ಎಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಕೊಡ್ತಾ ಇದ್ದೇನೆ. ಈಗ ಮುಂದೆ ಸರ್ವದೋಷೋಚಿತ ತಸ್ಮಾತ್ ಭಗವಾನ್ ಪುರುಷೋತ್ತಮ ಉತ್ತಾಗುಣಾಶ್ಚಾವಿರುದ್ಧ ಸತ್ಯ ವೇದೇನ ಸರ್ವಶಃ. ಇವತ್ತು ಮುಖ್ಯಪ್ರಾಣನ ವಶದಲ್ಲಿ ಎಲ್ಲ ಇದೆ, ಮುಖ್ಯಪ್ರಾಣದೇವರು ವಿಷ್ಣುವಿನ ವಶದಲ್ಲಿದ್ದಾರೆ, ಆದ್ದರಿಂದ ವಿಷ್ಣು ಸರ್ವೋತ್ತಮ ಅಂತ ಹೇಳಿದರು. ಇದನ್ನೇ ಆಚಾರ ನಿರ್ಣಯದಲ್ಲಿ ಬರೀತಾರೆ. ಯಾಕೆ ಕೃಷ್ಣ ಸರ್ವೋತ್ತಮ, ಯಾಕೆ ರಾಮದೇವರು ಸರ್ವೋತ್ತಮರು ಅಂತ ಕೇಳಿದರೆ ಒಳ್ಳೆ ಯುಕ್ತಿ ಕೊಡ್ತಾರೆ. ಯತಃ ಕೃಷ್ಣವಶೇ ಸರ್ವೇ ಭೀಮಾದ್ಯಾಹ ಸಮ್ಯಗೀರಿತಾಹ ಆಚಾರ್ಯರು. ಭೀಮಾದಿಗಳೆಲ್ಲ ಕೃಷ್ಣರ ವಶದಲ್ಲಿ ಇದ್ದ ಮೇಲೆ ಕೃಷ್ಣ ಸರ್ವೋತ್ತಮ, ಅದೇ ಮಾತಿಂದ ಹೇಳ್ತಾರೆ. ಮುಖ್ಯಪ್ರಾಣ ಇವರ ವಶದಲ್ಲಿ ಇದ್ದ ಮೇಲೆ ಹರಿ ಸರ್ವೋತ್ತಮ. ಹನುಮಂತನ ವಶದಲ್ಲಿ ಎಲ್ಲ ಸುಗ್ರೀವಾದಿಗಳಿದ್ದಾರೆ, ಹನುಮಂತನ ವಶದಲ್ಲಿ ಸುಗ್ರೀವಾದಿಗಳಿದ್ದಾರೆ. ಆದ್ದರಿಂದಾಗಿ ಹನುಮಂತ ರಾಮದೇವರ ದಾಸ, ಸ ರಾಮ ಸರ್ವೋತ್ತಮ. ಅದೇ ರೀತಿ ಭೀಮನ ವಶದಲ್ಲಿ ಇವರೆಲ್ಲ ಇದ್ದಾರೆ, ಅದಕ್ಕೇನೆ ಭೀಮ ಕೃಷ್ಣನ ವಶದಲ್ಲಿದ್ದಾನೆ, ಅದಕ್ಕೆ ಕೃಷ್ಣ ಸರ್ವೋತ್ತಮ. ಯತಃ ಭೀಮವಶೇ ಕೃಷ್ಣವಶೇ ಸರ್ವೇ ಭೀಮಾದ್ಯಾಹ ಸಮ್ಯಗೀರಿತಾಹ. ಇಲ್ಲಿ ಮುಖ್ಯಪ್ರಾಣ ವಶೇ ಸರ್ವಂ ಸವಿಷ್ಣೋಡು ವಶಗಸ್ತ. ಮುಖ್ಯಪ್ರಾಣದೇವರು ವಿಷ್ಣು ವಶ ಇದ್ದ ಮೇಲೆ, ಮುಖ್ಯಪ್ರಾಣ ವಶದಲ್ಲಿ ಎಲ್ಲರೂ ಇದ್ದ ಮೇಲೆ ಮುಖ್ಯಪ್ರಾಣದ ಆರಾಧ್ಯರಾದ ವಿಷ್ಣು ಸರ್ವೋತ್ತಮ. ಅದಕ್ಕೆ ಸರ್ವದೋಷೋಜಿತ ತಸ್ಮಾತ್ ಭಗವಾನ್ ಪುರುಷೋತ್ತಮ. ಮಹಾಭಾರತದ ಆತ್ಮನಿರ್ಣಯದ ಯುಕ್ತಿಯ ಮುಕ್ತಾಗುಣಾಶ್ಚಾವಿರುದ್ಧ ತಸ್ಯ ವೇದೇನ ಸರ್ವಶಃ. ಆದ್ದರಿಂದ ಪರಮಾತ್ಮನುಗಳು ಏನೇನಿವೆ ಅವೆಲ್ಲ ವೇದೇನ ಅವಿರುದ್ಧ, ವೇದಗಳಿಗೆ ಏನೇನೂ ವಿರುದ್ಧವಲ್ಲ. ಪರಸ್ಪರ ಸ್ಥಿತಿ ವಿರೋಧನೂ ಬರಲಿಲ್ಲ, ನ್ಯಾಯೋಪೇತ ಸ್ಥಿತಿ ವಿರೋಧನೂ ಬರಲಿಲ್ಲ. ಅದರಿಂದಾಗಿನೇ ಅವಿರೋಧಾಧ್ಯಾಯದಿಂದ ಪರಮಾತ್ಮನ ದೋಷ ದೂರತ್ವ ಸಿದ್ಧವಾಯಿತು ಅಂತ. ಪರಮಾತ್ಮನ ದೋಷ ದೂರತ್ವ ಸಿದ್ಧವಾಯಿತು, ಗುಣಪೂರ್ಣತ್ವನಾಯಿತು, ದೋಷ ದೂರತ್ವನಾಯಿತು. ಇದು ಸಾಧನಾಧ್ಯಾಯ. ಸಾಧನೆಗೆ ಯಾವಾಗ ಗುರುಗಳು ಬೇಕು ಅದಕ್ಕೆ ಸ್ವಾಮಿ ಸರಿಯಾಗಿ ಆ ಹೊತ್ತಿಗೆ ಆಗಮಿಸಿದ್ದಾರೆ. ಸಾಧನಾಧ್ಯಾಯ ಸರಿಯಾಗಿ ತೃತೀಯಾಧ್ಯಾಯ ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚದಿ ಕರ್ಮಣ ವಿಥ್ಯಾಜ್ಞಾನೇನ ಚತಮೋ ಜ್ಞಾನೇನ ಇವ ಪರಂ ಪದಂ ಎಂತ ಸುಭಾಷಿತ ಇದೆ. ಸರಿಯ ಜ್ಞಾಪಿಸಿಕೊಂಡು ಶುಭೇನ ಕರ್ಮಣ ಸ್ವರ್ಗಂ. ಎಷ್ಟು ಬೇಕಾದ್ರೂ ಒಳ್ಳೆ ಕೆಲಸ ಮಾಡಿದ್ರು, ಕೋಟಿ ಕೋಟಿ ರೂಪಾಯಿ ದಾನ ಮಾಡಿ, ಇಡೀ ಜಗತ್ತೇನೆ ದಾನ ಮಾಡಿದ್ರು, ಸ್ವರ್ಗ ಸಿಗುತ್ತಷ್ಟು ಮೋಕ್ಷ ಸಿಗೋದಿಲ್ಲ. ಗೊತ್ತಾಯ್ತಾ, ನೀವು ಎಂಥ ಶುಭ ಕರ್ಮಕ್ಕೂ ಕೂಡ ಏನು ಶಕ್ತಿ ಇಲ್ಲ, ಮೋಕ್ಷ ಕೊಡೋ ಶಕ್ತಿ ಇಲ್ಲ. ಪರಮಾವಧಿ ಸ್ವರ್ಗ ಕೊಡುತ್ತಷ್ಟೆ. ಶುಭೇನ ಕರ್ಮಣ ಸ್ವರ್ಗಂ. ಒಬ್ಬ ಕೋಟ್ಯಾಧೀಶ ದೊಡ್ಡ ಕಾಲೇಜ್ ಕಟ್ಬಿಡ್ತಾರೆ, ದೊಡ್ಡ ಬಿಲ್ಡಿಂಗು ಎಲ್ಲ ಮಾಡ್ತಾರೆ. ಅವನು ಡೋನರ್ ಅಂತಾರೆ ಹೊರತು ಅವನ ಪ್ರೊಫೆಸರ್ ಅಂತ ಕರೆಯೋದಿಲ್ಲ. ಗೊತ್ತಾಯ್ತಾ, ಅವ್ನು ಡೋನರ್ ಅಂತ. ಪ್ರೊಫೆಸರ್ ಆಗೋದು ಒಂದು ಡೋನರ್ ಮಾಡೋದು, ಓದ್ಕೊಂಡು ಬರ್ತಾನೆ ಪ್ರೊಫೆಸರ್ ಆಗ್ತಾರೆ, ಓದೊಂದು ಪ್ರೊಫೆಸರ್ ಆಗ್ತಾರೆ, ದುಡ್ಡು ಕೊಟ್ಟರು ಡೋನರ್ ಆಗ್ತಾನಂತೆ. ಅದಕ್ಕೆ ಶುಭೇನ ಕರ್ಮಣ ಸ್ವರ್ಗ, ಶುಭಕರ್ಮ ಸ್ವರ್ಗ ಕೊಡುತ್ತೆ ಹೊರತು ಅದು ಮೋಕ್ಷ ಕೊಡೋದಿಲ್ಲ. ನಿರಯಂತ್ಯ ವಿಕರ್ಮಣ, ವಿಕರ್ ವಿರುದ್ಧ ಕರ್ಮ, ಕರ್ಮಾಕರ್ಮ ವಿಕರ್ಮೆ ಇತಿ ಕವಯೋಪ್ಯತ್ರ ಮೋಹಿತ. ವಿರುದ್ಧ ಕರ್ಮ, ನಿಷಿದ್ಧ ಕರ್ಮ ಏನು ಕೊಡುತ್ತೆ, ನರಕ ಕೊಡುತ್ತೆ. ಎರಡಾಯಿತು. ಮಿಥ್ಯಾಜ್ಞಾನೇನಿಂದ ತಮಃ, ಇನ್ನು ಸಾವಿರ ಪಾಪ ಮಾಡಿ ತಮಸ್ಸು ಹೋಗೋದಿಲ್ಲ, ಮಿಥ್ಯಾಜ್ಞಾನ ಬಂದರೆ ತಮಸ್ಸು ಹೋಗ್ತದೆ. ಅರ್ಥ ಆಯ್ತಾ, ಮಿಥ್ಯಾಜ್ಞಾನ ತಮಸ್ಸು. ಬೇರೆ ನಾಟಕಕ್ಕೆಲ್ಲ ನರಕಗಳು ಬೇರೆ ಇದೆ, ಗೌರವಾದಿ ಮಹಾನರಕ್ಕೆ ಬೇಕಾದಷ್ಟಿದೆ, ಅದೆಲ್ಲ ಹೋಗೋದು ಯಾತಕ್ಕೋಸ್ಕರ, ಅದೆಲ್ಲ ನರಕ ಪ್ರಾಪಕವಾದ ದುಷ್ಕರ್ಮಗಳು. ಆದರೆ ಈ ದುರ್ಮತ ಇದೆಯಲ್ಲ, ಮಿಥ್ಯಾಜ್ಞಾನ ಇದೆಯಲ್ಲ, ಅದು ಯಾವುದಕ್ಕೆ ಕಾರಣ, ಅದು ಅಂಧನ ತಮಸ್ಸಿಗೆ ಕಾರಣ. ಇದು ಅರ್ಥ ಮಾಡಿಕೊಂಡ್ರೆ ಯಾವ ಟೆರರಿಸ್ಟ್ಗಿಂತ ದುರ್ಮತ್ತವು ಡೇಂಜರಸ್. ಗೊತ್ತಾಯ್ತಾ, ಟೆರರಿಸ್ಟ್ಗಳು ನಮ್ಮ ದೇಹ ಕೊಲ್ತಾರೆ, ಅವ್ರು ಬುದ್ಧಿನೇ ಕೊಲ್ತಾರೆ. ಆದ್ದರಿಂದಾಗಿನೇ ಟೆರರಿಸ್ಟ್ ಶುರುವಾಗಿದ್ದೇ ದುರ್ಮತದಿಂದ. ಅರ್ಥ ಆಯ್ತಾ, ಅದಕ್ಕೆ ಹಿಂದೆ ತಮಾಷೆ ಹೇಳಿದ್ದೆ ಒಂದ್ಸಲ. ನರಕದೊಳಗೆ ಎರಡು ಬಾಲಜರ ಇದ್ರಂತೆ, ಒಬ್ಬ ಕಳ್ಳ ಇದ್ದ, ಒಬ್ಬ ಕೊಳೆಗಡಕ ಇದ್ದ, ಒಬ್ಬ ಲೇಖಕನೂ ಇದ್ದ, ಕವಿನೂ ಇದ್ದ, ಎಲ್ಲ ನರಕಕ್ಕೆ ಹೋಗಿಬಿಟ್ಟಿದ್ರು. ಕಳ್ಳನ ಯಾತಕ್ಕೆ ಅಂತ ಕೇಳಿದ್ರೆ, ಕಳ್ತನ ಮಾಡಿದ್ದು ನರಕ ಅಂತ ಹೇಳಿದ್ರು. ನನಗ್ಯಾಕೆ ಕಳ್ತಾರ, ನನಗ್ಯಾಕೆ ಶಿಕ್ಷೆ ಅಂತ ಕೇಳಿದ್ರೆ, ಕೊಲೆ ಮಾಡಿದ್ದಕ್ಕೆ ಅಂತ ಹೇಳಿದ್ರು. ಇವು ಕವಿ ಲೇಖಕ ಕೇಳಿದ, ನನಗ್ಯಾಕೆ ನರಕಕ್ಕೆ ಹಾಕಿದ್ದೀರಿ ಅಂತ ಕೇಳಿದ. ಒಂದು ಕೊಲೆಗಿಲೆ ಏನೇನೂ ಮಾಡಿಲ್ಲ, ಒಂದು ಕಳ್ತನ ಮಾಡಿಲ್ಲ, ನನಗ್ಯಾಕೆ ನರಕಕ್ಕೆ ಹಾಕಿದ್ದೀರಿ ಅಂದರೆ, ನೀನು ಕೊಲೆಗಿಲೆ ಮಾಡಿಲ್ಲ, ಏನೂ ಮಾಡಿಲ್ಲ, ನೀನು ಪುಸ್ತಕ ಓದಿ ಕೊಲೆ ಮಾಡ್ತಿದ್ದಾರೆ ಸರ್, ನೀನು ಪುಸ್ತಕ ಓದಿ ಕಳ್ಳರಾಗಿದ್ದೆ, ಅದಕ್ಕೆ ನಿಮಗೆ ಶಿಕ್ಷೆ ಅಂತ ಹೇಳಿದ್ರು. ಗೊತ್ತಾಯ್ತಾ, ಅದು ಪ್ರೇರಕರಿಗೆ ಹೆಚ್ಚು ಪಾಪ ಯಾವಾಗಲೂ, ಸಾವಿರ ಪರಸ್ಕೃತಿ ಹೇಗಂತಲ್ಲ, ಆದ್ದರಿಂದ ಅವನು ಇನ್ನೂ ಜಾಸ್ತಿ ಪಾಪ, ಅದಕ್ಕೆ ಆ ಪಾಪ ಎಲ್ಲ ನಿಂದು ಬಂದು ನರಕಕ್ಕೆ ಹಾಕಿದೆ ಅಂತ ಹೇಳಿದ್ರು. ಅದೇನು ಒಪ್ಕೋಬೇಕಾ, ಬೇರೆ ದಾರಿ ಇಲ್ಲ. ಆಮೇಲೆ ಹೇಳಿದ್ರೆ ಸ್ವಲ್ಪ ದಿವಸ ಆಯಿತು, ಕಾಳನ್ನ ಬಿಟ್ಟುಬಿಟ್ಟು ನರಕದಿಂದ ಹೊರಟು ಬಿಟ್ಟವರು. ಆಮೇಲೆ ಕಡೆಗಡೆಗಳು ಬಿಟ್ಟುಬಿಟ್ಟು ಸ್ವಲ್ಪ ದಿವಸ ಆಗಿದೆ. ಇವನು ಇನ್ನೂ ಬಿಟ್ಟಿರಲಿಲ್ಲ, ಯಾಕೆ ಅಂತ ಕೇಳಿದರೆ ನಿನ್ನ ಪುಸ್ತಕ ಜನ ಓದ್ತಾನೆ ಇದ್ದಾರೆ, ಪಾಪ ಮಾಡ್ತಾನೆ ಇದ್ದಾರೆ, ಅದಕ್ಕೆ ಇವ್ರು ಬಿಟ್ಟಿಲ್ಲ ಅಂತ ಹೇಳಿ ನೀನೇನು ಇರಬೇಕು ಅಂತ ಹೇಳಿ ನನಗೆ ವಾಸ್ತು ಸಾಕಾರೆ ಕೆಲಸ ಹೇಳ್ತಾರೆ. ನೀವು ಕೊನೆಗೆ ಕೊನೆಯ ಒಂದು ದಿವಸ ಹೇಳಿದರು ನೀನು ನಾಳೆ ಬಿಡ್ತೀವಿ ಅಂತ ಹೇಳಿ, ನಾಳೆ ಬಿಡ್ತೀವಿ ಅಂತ ಹೇಳಿದ್ರು ಭಾರಿ ಖುಷಿ ಆಯಿತು ಅವನಿಗೆ. ಮರು ತಯಾರಾಗಿ ಕೂತಿದ್ದ, ಬಿಡೋದಿಲ್ಲ ಅಂತ ಹೇಳಿ ಬರ್ದು ಸರ್ ಬಿಡೋದಿಲ್ಲ ಅಂತ ಹೇಳಿ. ಯಾಕೆ ನಿಮ್ಮ ಪುಸ್ತಕ ರೀಪ್ರಿಂಟ್ ಆಯಿತು ಅಂತ ಹೇಳಿ ಮತ್ತೆ ಕಥೆ ಬರಬೇಕು. ಇವರು ಕಥೆಗಳಿಗೆ ಸ್ವಾರಸ್ಯ ಇದೆ ಅಂದರೆ ಮಿಥ್ಯಾಜ್ಞಾನದ ತಮಃ. ಇವತ್ತು ನಾವು ಒಂದು ಭಾರಿ ಮಡಿಲಿದ್ದೇವೆ, ಒಂದು ತಪ್ಪು ಮಾಡಿಲ್ಲ ಅಂತ ಹೇಳಿ ಕೆಟ್ಟ ವಿಷಯ ಹೇಳಿದರೆ ತಲೆ ಕೆಟ್ಟ ಹೋಗುತ್ತೆ. ಇವತ್ತಿನ ವಿದ್ಯಾಭ್ಯಾಸ ಎಲ್ಲವೂ ಹಾಗೆ ದುರ್ಮತದೇ ಆಗಿದೆ. ಇವತ್ತು ಸನ್ಮತ ಆಚಾರ್ಯರಿದೆ ಹೇಳೋರಿಲ್ಲ, ದುರ್ಮತ ಇದೆ ಎಲ್ಲಿ ಮನೆ ಮನೆಗೆ ಹೇಳ್ತಾರೆ, ಟಿ ವಿ ಮನೆ ಮನೆಗೆ ಇರುತ್ತೆ, ಏನು ಬ್ಯಾನರ್ ಹಾಕ್ತಾರೆ, ಏನು ವೈಶಿಷ್ಟ್ಯ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಸನ್ಮತದ ಪ್ರಸಾರವನ್ನು ನಡೀತಾ ಇಲ್ಲ, ಅದರಿಂದಾಗಿನೇ ಇವತ್ತು ಅಷ್ಟು ದುಃಖ ಆಗಿರೋದು. ಗಮನಿಸಿದ್ರು ಟೆರರಿಸ್ಟ್ಗಳು ಸಾವಿರ ಕೆಲಸ ಮಾಡಿ ಹೋಗೋದು, ಏನು ಮಾಡಿ ಹೋಗೋದಿಲ್ಲ ಟೆರರಿಸ್ಟ್ಗಳು, ಮತ್ತೊಮ್ಮತ್ತ ಪ್ರಸಾರ ಮಾಡಿ ಟೆರರಿಸ್ಟ್ ಹೋಗ್ತಾರೆ. ಅದಕ್ಕಿಂತವೂ ಟೆರರಿಸ್ಟ್ ಹೋಗಲು ಸಾಧ್ಯ ಇಲ್ಲ. ಮಧ್ಯ ಸಿದ್ಧಾಂತದಲ್ಲಿ ಒಂದು ಕೆಟ್ಟ ವಿಚಾರ ಬರೆದು ಯೋಚನೆ ಮಾಡಿ ನೋಡೋಣ. ಮನುಷ್ಯ ಎಷ್ಟು ದುಷ್ಟ ಸಾತ್ವಿಕನಾಗಿರ್ತಾರೆ. ಸ್ನಾನ ಮಾಡಿದ್ರೆ ಹಾಗೆ ಶುದ್ಧರಾಗ್ತಾರಲ್ಲ, ಎಂಥ ಕೊಳಕರು ಸ್ನಾನ ಮಾಡಿದ ತಕ್ಕ ಫ್ರೆಶ್ ಆಗಿ ಕಾಣಿಸ್ತಾರೆ. ಇವತ್ತು ವಾಸಿವ ತೀರ್ಥ ಸ್ನಾನ ಮಾಡಿದರೆ, ಮಧ್ಯ ಸರೋವರ ಸ್ನಾನ ಮಾಡಿದರೆ, ಆನಂದ ತೀರ್ಥ ಸ್ನಾನ ಮಾಡಿದರೆ ಹೇಗಿರ್ತಾನೆ? ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೇ ತಾಪತ್ರ ಯಾಪ. ಆ ಮಾತು ಕೇಳಿದರೆ ನಿಜವಾಗಲೂ ವ್ಯಾಸರಾಜರ ಮಾತು ಎಷ್ಟು ಭಕ್ತಿಯಿಂದ ಹೇಳಿದ ಮಾತು. ನ್ಯಾಯಾಮೃತದಲ್ಲಿ ಹೇಳ್ತಾರೆ ಅಮೃತ, ಈ ಮಾತೇ ಅಮೃತ. ಆನಂದ ತೀರ್ಥಮತುಲಂ ಭಜೇ ತಾಪತ್ರ ಯಾಪ, ಇನ್ಕಂಪೇರಬಲ್ ತೀರ್ಥ ಅಂದರೆ ಮಧ್ವಾಚಾರ್ಯ ಅಂತ ಹೇಳ್ತಾರೆ. ನಮಗೆಲ್ಲ ಅರ್ಥ ಆಗಿ ನಾವು ಇನ್ನೇನು ಮಾಡಬೇಡ, ನಮ್ಮ ಮನೆ ಮಕ್ಕಳನ್ನು ಓದ ಮಾಡಿಬಿಟ್ರೆ ಸಾಕು ಮನೆ ಪಟ್ಟು. ಇವತ್ತಲ್ಲ ನಾಳೆ ಉದ್ಧಾರ ಆಗ್ತಾರೆ. ಅನ್ಫಾರ್ಚುನೇಟ್ಲಿ 100 to 99 ಮಾಧ್ವರ ಮನೆಯಲ್ಲಿ ಮಧ್ವಾಚಾರ್ಯ ಸರ್ವಮೂಲ ಗ್ರಂಥಗಳು ಕೂಡ ಇಲ್ಲ, ಓದೋದು ದೂರ ಆಯ್ತಾನೆ. ಗ್ರಂಥಗಳು ಕೂಡ ಇಲ್ಲ, ನಾಳೆ ಮಕ್ಕಳು ನೋಡ್ಬೇಕಲ್ಲ ಅವ್ರ ಮನೆ ಪಟ್ಟ. ಇದೇನು ಅಂತ ನಮ್ಮ ಗುರುಗಳು ಬರೋದ ಗ್ರಂಥಗಳಿವೆಲ್ಲ ಕೂಡ ಇದು ಬರೀ ಮಧ್ವಾಚಾರ್ಯ ಅಲ್ಲಿಂದ ಬಂದಿದ್ದಾರೆ ನೆನ್ಬಿಡ್ಬೇಕು. ಪ್ರೈರೋ ಆಚಾರ್ಯ ಯಾವ ಮಠ ಕಟ್ಟಕ್ಕೆ ಬರಲಿಲ್ಲ, ಆಚಾರ್ಯರು ಸರ್ವಮೂಲ ಬೆಳ್ಳಕ್ಕೆ ಬಂದಿದ್ದಾರೆ. ಅದನ್ನು ಇಟ್ಕೊಂಡ್ರೆ ಆಚಾರ್ಯ ಮನೆ ಬಂದಾಗ ರೂಪಮನ್ನೇ ದೇವ ಧನ್ಯಮಾತ್ಮನಃ. ನಮ್ಮ ಜನ ಲಕ್ಷಾಂತರ ರೂಪಾಯಿ, ಇವತ್ತಂತೂ ಫ್ಯಾಷನ್ ಟಿವಿಲಿ ಇಟ್ಕೊಳ್ಳೋದು 100,000 rupees, 2 lakh ಹೋಮ್ ಥಿಯೇಟರ್ ಅಂತ. ಅದು ಆ ಮನೆಗೆ ಥಿಯೇಟರ್ಗಳು ಸಾಕಿದ್ರು ಹೋಮ್ನೇ ಥಿಯೇಟರ್ ಮಾಡ್ತಿದ್ದಾರೆ ಅಷ್ಟೇ. ಎಂಥ ಅದು ಮನೆಯಲ್ಲಿ ಸಿನಿಮಾ ಥಿಯೇಟರ್ ವಾತಾವರಣ ಇರುತ್ತೆ. ಅದು ಇಷ್ಟು ಲಕ್ಷಾಂತರ ಖರ್ಚು ಮಾಡಿ ಬಿಸಾಕ್ತಿರ್ತಾರೆ. ಹಾಗೆ ಸರ್ವಮೂಲ ಗ್ರಂಥಗಳಂದ್ರೆ ಆದರ್ಶ ಅವರಿಗೆ ಬೇಕೇ ಇಲ್ಲ. ಇದು ಪ್ರಾಣದೇವರು ಮನೆಯಲ್ಲಿದ್ದಾರೆ, ರಕ್ಷಾ ಕವಚ ಇದ್ದಾಗುತ್ತೆ ಮನೆಗೆ. ಮನೆಗೆ ರಕ್ಷಾ ಕವಚ ಬೇಕು ಅಂದರೆ ಅದನ್ನು ಸರ್ವಮೂಲ ಗ್ರಂಥ ಇಟ್ಕೊಂಡ್ಬಿಡಿ. ಟೆರರಿಸ್ಟ್ಗಳು ಜಾಸ್ತಿ ಆದರೆ ಮನೆ ಮಟ್ಟಿಗೆ ಮಾತ್ರ ಟೆರರಿಸ್ಟ್ ಏನು ಮಾಡಿದ್ರು ಬರಬೇಕು. ಯಾಕೆಂತ ಕೇಳಿದರೆ ಅವರೇ ಪ್ರಾಣ, ಮುಖ್ಯ ಪ್ರಾಣರಿಗೆ ವಿರೋಧ ಮಾಡ್ತಾ ಶಕ್ತಿ ಯಾರಿಗಾರಿದೆಯಾ ಜಗತ್ತಿನಲ್ಲಿ? ಯಾರಿಗೂ ಇಲ್ಲ ಅಂತ ಅರ್ಥ ಮಾಡಿಕೊಂಡು ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪರ ಎಲ್ಲರೂ ಅಭ್ಯಾಸ ಮಾಡ್ಕೊಳ್ಬೇಕು. ಇವತ್ತು ಮನೆಯಲ್ಲಿ ಸರ್ವಮೂಲ ಇಲ್ಲ ಅಲ್ಲ, ಮಠದಲ್ಲಿ ಸರ್ವಮೂಲ ಇಲ್ಲ ನೆನಪಿಟ್ಕೊಳ್ಳಿ. ಇವತ್ತು ಸಾವಿರಾರು ಮಠಗಳಿವೆ, ರಾಘವೇಂದ್ರ ಮಠಗಳು ಬೇರೆ ಮಠ ಸಾವಿರಾರು ಇವೆ. ಒಂದು ಮಠದಲ್ಲಿ ಸರ್ವಮೂಲ ತೋರಿಸೋದು ಭಾರಿ ಕಷ್ಟ ಆಗಿರುತ್ತೆ. ಗೃಹಸ್ಥರಲ್ಲಿ ಇರುತ್ತೆ, ಮಠಗಳಲ್ಲಿ ಹಾಕೋದು. ಮನೆಗಳಲ್ಲಿ ಗೃಹಸ್ಥರ ಮಠದಲ್ಲಿ ಮಠದಲ್ಲಿ ಸರ್ವಮೂಲ ಇರಬೇಕು ಅಷ್ಟೇ ಅಲ್ಲ, ಕೇಳಿದ ತಕ್ಷಣ ಕೂಡ ಇರಬೇಕು. ಅಷ್ಟರ ಮಟ್ಟಿಗೆ ಯಾಕಂದ್ರೆ ಔಷಧಿ ಶಾಸ್ತ್ರ ಔಷಧಿನೇ ಇಲ್ಲ ಅಂದರೆ ಗತಿಯರಾಗಿ, ಡಾಕ್ಟರ್ ಸಾಹೇಬ್ ಔಷಧಿನೇ ಇಲ್ಲ ಅಂತ ಕೇಳಿದರೆ ಹೇಗೆ? ಸರ್ವಮೂಲ ಎಲ್ಲೋ ಇಲ್ಲ ಅಂದ್ರೆ ಪರವಾಗಿಲ್ಲ, ಮಠಗಳಲ್ಲಿ ಸರ್ವಮೂಲ ಇಲ್ಲ ಅಂತ ಆಗಬಾರ್ದು. ಮಠದಲ್ಲಿ ಗೋಪಿಚಂದ್ರ ನಮ್ಮಲ್ಲಿ ಇಲ್ಲ ಅನ್ಬಾರ್ದು. ಯಾವ್ದು ಕೇಳಿದ್ರು ಮಿನಿಮಮ್ ಬೇಸಿಕ್ ರಿಕ್ವೈರ್ಮೆಂಟ್. ಇವತ್ತು ಅಂಥ ಒಂದು ಪದ್ಧತಿ ಬರೋವರೆಗೂ ಕೂಡ ಟೆರರಿಸ್ಟ್ಗಳು ಇದ್ದೇ ಇರ್ತಾರೆ ಎಂಬುದನ್ನು ಮರಿಬಾರ್ದು. ಆ ಹಿನ್ನೆಲೆಯಲ್ಲಿ ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪರ, ಜ್ಞಾನದಿಂದನೇ ಮತ್ತೆ ಎಷ್ಟು ಒತ್ತು ಕೊಡ್ತಾರೆ ಅದು ಮಿಥ್ಯಾಜ್ಞಾನೇನೈವ ತಮ ಇವಾಗ ಅಲ್ಲಿ ಸೇರಿಸಬೇಕು. ಮತ್ತೆ ಮಿಥ್ಯಾಜ್ಞಾನೇನೈವ ತಮಃ ಜ್ಞಾನೇನೈವ ಪರಂಪರ, ಯುವಕಾರಕ್ಕೆ ಬಹಳ ಕೃತ್ಯ. ಅದಕ್ಕೆ ಶುಭೇನ ಕರ್ಮಣ ಸ್ವರ್ಗಮೇವ ಅಷ್ಟೆ, ಅಲ್ಲಿ ಯಾವ ತಗೊಂಡ್ಬಿಟ್ರೆ ಸ್ವರ್ಗ ಅಷ್ಟೇ, ನೇರ ಹೋಗಲು ಸಾಧ್ಯ ಇಲ್ಲ. ನಿರಯಂತೆ ವಿಕರ್ಮಣ, ವಿಕರ್ಮಣ ಏವ ನಿರಯ, ನಿರಯಮೇವ ನಕ್ಕ ತಮಃ. ಈ ರೀತಿ ಮಾಡಿಕೊಂಡ್ರೆ ಆಚಾರ್ಯ ತಾವು ಏಬೇಕು ಎಲ್ಲೇ ಬೇಕಾದ್ರೂ ಓಡಾಡ್ತಿರ್ತದೆ ಆಚಾರ್ಯ ದೇವ. ಕಾರಣ ಅವ್ರು ಎಲ್ಲೇ ಬೇಕಾದ್ರೆ ಅದೇ ಓಡಾಡ್ತಾರೆ, ಆದ್ದರಿಂದ ಅವ್ರ ಶತ್ರುಗಳು ಓಡಾಡ್ತಿರ್ತಾರೆ. ಆಚೆ ಬದ್ಧಾಚ ಮನೆಯಲ್ಲೇ ಇರ್ತೀವಿ, ಎಲ್ಲೆಲ್ಲೋ ಓಡಾಡ್ತಿದ್ರು. ಒಂದು ಒಂದೇ ವರ್ಷ ಆಚಾರ್ಯರಿಗೆ ಇಡೀ ದಿವಸ ಓಡಾಡ್ಕೊಂಡು ಬರ್ತಾರೆ. ಬೆಳಗ್ಗೆ ಹೆಚ್ಚಿನ ಭಾರ ಹಿಡ್ಕೊಂಡು ಹೊರಟ್ರೆ ಸಾಯಂಕಾಲ ಬರಬೇಕಾದ್ರೆ ಏಕಾಂತಕ ವೃಷಭವಾನ ಕೃತಾವಲಂಬಂ ಅಂತ ಹೇಳ್ತಾರೆ. ಆ ಬೆಟ್ಟ ಹಿಂದೆ ತೋರಿಸ್ತಾರೆ, ಇಲ್ಲಿ ಆಚಾರ್ಯ ಓಡಾಡಬೇಕಾಗ್ತಾ ಅಂತ. ಈ ಕಡೆಯಿಂದ ಹೋಗಿ ಮೇಲೆ ಹೋದರೆ ಅಲ್ಲಿ 1 ವರ್ಷ ಮಗುವಿಂದ ಒಂದು ಓಡಾಡಿದ್ರು. ಮೊದಲು ಹೆಜ್ಜೆ ಗುರುತು ಕೂಡ ಇದ್ದು ಒಂದು ಬೆಟ್ಟದ ಮೇಲೆ ಈ ಗಣಿಗಾರಿಕೆಯಲ್ಲಿ ಅಷ್ಟೊಂದು ಹೋಗಿಬಿಟ್ಟಿದೆ, ಒಡಹಾಕಿಬಿಟ್ಟಿದೆ. ಇದೆಲ್ಲ ಯೋಚನೆ ಮಾಡಿ ನಿಜವಾದ ಅರ್ಥದಲ್ಲಿ ಶ್ರೀಮದ್ ಆಚಾರ್ಯರು ಅಂದರೆ ಶ್ರೀಮದ್ ಆಚಾರ್ಯರೇನೆ ಜ್ಞಾನೇನೈವ ಪರಂಪರಂ ಒತ್ತು ಕೊಟ್ಟು ಇಷ್ಟೇ ಒಂದು ಸುಭಾಷಿತ. ಜ್ಞಾನೇನೈವ ಪರಂಪರಂ ಬಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ. ವಿದ್ಯೆ ಇವತ್ತು ನಿರ್ಧಾರಣ, ಅದು ಕನ್ವಯ ವಿದ್ಯೆಯೇ ಮೋಕ್ಷ ಸಾಧನ, ಬೇರೆ ಯಾವುದೂ ಅಲ್ಲ. ಯಾತಿ ತಸ್ಮಾತ್ ವಿರಕ್ತ ಸನ್ ಜ್ಞಾನವೇ ವಸವಾಶ್ರಯೇ, ವೈರಾಗ್ಯ ಪಾದ ಇದೆ ಅದಕ್ಕೆ ವಿರಕ್ತ. ಯಾತಿ ತಸ್ಮಾತ್ ವಿರಕ್ತ ಸನ್ ಜ್ಞಾನವೇ ವಸವಾಶ್ರಯೇ, ವಿರಕ್ತರಾದವರು ಆಗಲೇಬೇಕು, ವಿರಕ್ತಿ ಸೇರಿದ ಮೇಲೆ ವಿರಕ್ತಿ ಬಂದುಬಿಡುತ್ತೆ. ಮುಂದೇನು ಮಾಡಬೇಕು? ವಿರಕ್ತ ಬರೀ ವಿರಕ್ತರಾಗಿಬಿಟ್ರೆ ಆತ್ಮಹತ್ಯೆ ಮಾಡ್ಕೋತಾನೆ. ಜ್ಞಾನವೇವ ಸಮಾಶ್ರಯ, ಜ್ಞಾನವನ್ನು ಹಿಡಿಬೇಕೆ ಹೊರತು ಬೇರೆ ಅಲ್ಲ. ಸರ್ವಾವಸ್ಥಾ ಪ್ರೇರಕಸ್ಯ ಸರ್ವರೂಪೇ ಸ್ವಭೇದವಾನ್ ಸರ್ವ ದೇಶು ಕಾಲೇಶು ಸಯೇಕ ಪರಮೇಶ್ವರ. ಸರ್ವಾವಸ್ಥಾ ಪ್ರೇರಕಸ್ಯ ಎಷ್ಟು ಸಂದೇಹ ಸೃಷ್ಟಿರ ಎಲ್ಲ ಎರಡನೇ ಪಾದದಲ್ಲ ಬಂದಿರ್ತಾರೆ. ಸರ್ವಾವಸ್ಥಾ ಪ್ರೇರಕಸ್ಯ ಸರ್ವರೂಪೇ ಸ್ವಭೇದವಾನ್ ಪರಸ್ಥಾನದೋದು ಪರಸ್ಯ ಉಭಯ ಲಿಂಗಂ. ಪರಮಾತ್ಮ ಎಲ್ಲಿದ್ದರೂ ಕೂಡ ಅವನಿಗೇನಿಲ್ಲ, ಸರ್ವನಿಮಿತ್ತವಾದ ಭೇದ ಅವನಿಗೆ ಬರೋದಿಲ್ಲ. ಸರ್ವ ದೇಶು ಕಾಲೇಶು ಸ ಏಕ ಪರಮೇಶ್ವರ. ಎಲ್ಲ ಯಾವುದೇ ದೇಶ ಆಗಲಿ, ಯಾವುದೇ ಕಾಲ ಆಗಲಿ, ಪರಮಾತ್ಮನಿಗೇನಿಲ್ಲ, ಯಾವುದೇ ವ್ಯತ್ಯಾಸ ಎಷ್ಟು ಮಾತ್ರಕ್ಕೂ ಇಲ್ಲ. ಪೂರ್ಣವದ ಪೂರ್ಣವಿದಂ ಅಂತ ಹೇಳಿ ಅದು ತಿಳಿಸಿದೆ. ತದ್ಭಕ್ತಿ ತಾರತಮ್ಯೇನ ತಾರತಮ್ಯಂ ವಿಮುಕ್ತಿಗಂ. ಇವತ್ತು ತಾರತಮ್ಯ ಜ್ಞಾನ ಏನ್ಮಾಡಬೇಕು? ಮುಕ್ತಿಗ ಸಾಧನ. ತಾರತಮ್ಯ ಜ್ಞಾನ ಮುಕ್ತಿಗ ಸಾಧನ. ಹೇಗಿರಬೇಕು? ತದ್ಭಕ್ತಿ ತಾರತಮ್ಯೇನ ತಾರತಮ್ಯ. ಭಕ್ತಿ ನಿಜವಾಗ್ಲೂ ತಾರತಮ್ಯಕ್ಕೇನು ಕಾರಣ ಅಂದರೆ ಭಕ್ತಿಯ ತಾರತಮ್ಯನೇ ತಾರತಮ್ಯ ಕಾರಣ. ಇವರಿಂದ ಅವರು ದೊಡ್ಡವರು, ಜ್ಞಾನಭಕ್ತಿಯಾದಿಗಳಲ್ಲಿ ದೊಡ್ಡವರು ಅಂತ. ಕಡಿಮೆ ಅಂದರೆ ಜ್ಞಾನಭಕ್ತಿಯಾದಿಗಳಲ್ಲಿ ಕಡಿಮೆ ಅಂತ ಅರ್ಥ. ಆ ತಾರತಮ್ಯದ ಮುಕ್ತಿ ಕೂಡ ವಿಮುಕ್ತಿಗಂ ತಾರತಮ್ಯಂ ವಿಮುಕ್ತಿಗಮಿ. ಮುಕ್ತಿಯಲ್ಲೂ ಕೂಡ ತಾರತಮ್ಯ ಏನಾಗುತ್ತೆ? ತಾರತಮ್ಯ ಉಳಿದೇ ಉಳಿಯುತ್ತೆ. ಚಿತ್ತರಾಯಣರ ಪೂರ್ವ ವಿಮುಕ್ತ ಗಣಾ ಹರಿಮೈತ್ಯತು ಪೂರ್ವ ವದೇವ ಸದಾ ನಿಯತೋಚ್ಯ ವಿನೀಚತ ಯೈವ ನಿಜಾಂ ಸ್ಥಿತಿ ಮಾಪುರೀತಿ ಸ್ವ ಪರಂ ವಚನ ಅಂತ ಅರ್ಥ ಮಾಡಿಕೊಂಡ್ರೆ ತಾರತಮ್ಯ ಇಲ್ಲೂ ಇದೆ ಅಲ್ಲೂ ಇದೆ. ಸಾಧನಕ್ಕೆ ಉತ್ತಮತ್ವೇನ ಸಾಧ್ಯಂತೆ ಉತ್ತಮ ವಾಪ್ನಿಯು ಆಚಾರ್ಯರ ಮಾತು. ರಾಮಾನುಜ ಮತದಲ್ಲಿ ಇಲ್ಲಿ ತಾರತಮ್ಯ ಹೋಗ್ತಾರೆ, ಬೋಧದಲ್ಲಿ ತಾರತಮ್ಯ ಹೋಗ್ತದೆ, ಸಾಧನೆ ಹೋಗ್ಬಿಡ್ತಿರ್ತಾರೆ. ಅದು ಕೇಳ್ತಾರೆ, ಸಾಧನದಲ್ಲಿ ತಾರತಮ್ಯ ಇದ್ದ ಮೇಲೆ ಸಾಧನ ಸಾಧ್ಯದಲ್ಲಿ ಇರಲೇಬೇಕಲ್ಲ, ಇಲ್ಲವರು ಸಾಧನೆ ಯಾರು ಜಾಸ್ತಿ ಮಾಡೋದೇ ಇಲ್ಲ. ಸಾಧ್ಯದಲ್ಲಿ ಫಲ ಜಾಸ್ತಿ ಇದ್ದಿದ್ದಕ್ಕೆ ಸಾಧನ ಮಾಡೋದು ಯಾವಾಗಲೂ ಕೂಡ. ಆದ್ದರಿಂದ ಒಂದು ಕಡೆ ಹೋಗಿ ಒಂದು ಕಡೆ ಬಿಡೋದೆಲ್ಲ ಸಾಧ್ಯ ಇಲ್ಲ, ಒಪ್ಪಲೇಬೇಕು. ಆ ಯುಕ್ತಿ ತಿಳಿದಿರುವುದು ಸಚ್ಚಿದಾನಂದ ಆತ್ಮೇತಿ ಮಾನುಷೈ ಸುಸುರೇಶ್ವರೈ ಯಥಾಕ್ರಮಂ ಬಹುಗಣೈ ಬ್ರಹ್ಮಣಾ ಸಹಿರೈ ಗುಣೈ. ಉಪಾಸನಾ ಪಾದ ಸಚ್ಚಿದಾನಂದ ಆತ್ಮೇತಿ ಮಾನುಷೈಸ್ತು ಸುರೇಶ್ವರೈ ಸತ್ ಚಿತ್ ಆನಂದ ಆತ್ಮ ಅಂತ ನಾಲ್ಕು ಗುಣಗಳಿಂದ ಮನುಷ್ಯರಿಂದಲೂ ಸುರೇಶ್ವರೈ ಯಥಾಕ್ರಮಂ ಬಹುಗುಣೈ ತಾರತಮ್ಯ ಕ್ರಮದಲ್ಲಿ ದೇವತೆಗಳಿಂದ ಇನ್ನೂ ಹೆಚ್ಚೆಚ್ಚು ಬ್ರಹ್ಮಣಾತ್ ಅಖಿರೈ ಗುಣೈ ಬ್ರಹ್ಮದೇವರಿಂದ ಎಲ್ಲ ಗುಣಗಳಿಂದ ಉಪಾಸನಾಗಿದ್ದಾನೆ. ಸ್ವಲ್ಪ ಅರ್ಥ ಮಾಡ್ಕೋದು, ಎಲ್ಲ ಗುಣಗಳಿಂದ ಉಪಾಸನೆ ಮಹಾಲಕ್ಷ್ಮಿನೇ ಮಾಡಲಿಕ್ಕೆ ಬರೋದಿಲ್ಲ, ಬ್ರಹ್ಮದೇವರು ಹೇಗೆ ಮಾಡ್ತಾರೆ ಅಂತ ಬಸ್ತೇ ಬರುತ್ತೆ. ಅದಕ್ಕೆ ಹೇಳ್ತಾರೆ ವೇರೋಕ್ತೈಹಿ ಅಖಿಲ ಗುಣೈ. ವೇದಾದಿ ಶಾಸ್ತ್ರ ಪ್ರತಿಪಾದ್ಯವಾದ ಎಲ್ಲ ಗುಣಗಳಿಂದ ಇವರು ಮಾಡ್ತಾರೆ, ಅದಕ್ಕಿಂತ ಜಾಸ್ತಿ ಅವ್ರು ಮಾಡ್ತಾರೆ. ನಿಗಮತತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರಿಸದಿಂ ಹೊಗಡಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುರಿ ಸಂತೈಸದನ್ನು ದಿನವು. ಪೂರ್ತಿ ಗುಣಗಳು ದೇವರು ಜಾರೇ ತಿಳ್ಕೊಂಡ್ರೆ ಸೈವೇವ ಆತ್ಮನಾತ್ಮಾನಂ ಎತ್ತತ್ವಂ ಪುರುಷೋತ್ತಮ. ಸೊ ಅಖಿಲೇ ಗುಣ ಎಂಬುದು ಅರ್ಥ ಸಂಕೋಚ ಮಾಡಬೇಕಾಗ್ತದೆ. ಅದೇ ಧರ್ಮದೇವರು ಹೇಳಿಬಿಟ್ಟು ಏ ಗುಣಾನಾಮ ಜಗತ್ ಪ್ರಸಿದ್ಧ ಎಂ ತೇಷು ತೇಷು ಪರಿದರ್ಶಯಂತಿ ಸಾಕ್ಷಾತ್ ಮಹಾಭಾಗವತ ಪ್ರಭಾವ. ಗುಣ ಕೂಡ ಧರ್ಮದೇವರು ಹೇಳಲಾಗ ದೇವರು ಹೇಳಿದ್ದಿಲ್ಲ, ಅದಕ್ಕೆ ಹೇಳ್ತಾರೆ ಜಗತ್ ಪ್ರಸಿದ್ಧ. ಜಗತ್ ಪ್ರಸಿದ್ಧ ಗುಣಗಳೆಲ್ಲ ಹನುಮಂತೇವರಲ್ಲಿ ಪರಮಾತ್ಮನಲ್ಲಿ ಗುಣಾಶ್ರುತಾ ಅಶ್ರುತಾ ಅಪಿ ದೇ ಸುವಿರುದ್ಧ ಅಪಿ ಗುಣಾಶ್ರುತಾ ಅಶ್ರುತಾ ವಿರುದ್ಧ ಎಲ್ಲ ಗುಣಗಳು ದೇವರಲ್ಲಿದೆ. ಸರ್ವಧರ್ಮೋ ಧರ್ಮೋಪತ್ಯ. ಅದಕ್ಕೆ ಇವರಲ್ಲಿ ಸಾಮ್ಯ ಬರಲಿಲ್ಲ. ಇವರದ್ದು ಏ ಗುಣಾರಾಮದ ಅಷ್ಟು ಸಂಕೋಚ ಇದೆ, ಅಲ್ಲಿ ಸಂಕೋಚ ಇಲ್ಲ. ಇಲ್ಲಿ ಸಂಕೋಚ ಮಾಡಬೇಕು. ಬ್ರಹ್ಮಣಾತು ಅಖಿಲೈ ಗುಣೈ ಉಪಾಶ್ಯ ಸರ್ವ ವೇದೈತ್ಯ ಸರ್ವೈರ ದೇಹಾಬಲಂ. ಗೊತ್ತಾಗಲಿಲ್ಲ ಏನಿದೆ ಈಗ ಬಹುಗುಣೈ ಅಂತ ಹೇಳಿದ್ರೆ ಅಖಿಲ ಅಂದ್ರೆ ಎಲ್ಲ, ಬಹು ಅಂದ್ರೆ ಹೆಚ್ಚು. ಅರ್ಥ ಆಯ್ತಾ? ಈಗ ಎಲ್ಲ ಅಂದರೆ ಎಲ್ಲ ಅಂದರೆ ಏನೂ ಬಿಟ್ಟಿಲ್ಲ, ಬಹು ಅಂದರೆ ಬಹಳ ಬಂದು ಬಿಟ್ಟರು ಬಹು ಅಷ್ಟೇ. ಡಿಫ್ರೆನ್ಸ್ ಗೊತ್ತಾಯ್ತಾ? ಈಗ ಎಲ್ಲರೂ ಬಂದರು, ಬೇರೆ ಮಾತು. ಹೆಚ್ಚನ ಬಂದರು, ಕೆಲವರು ಬಂದಿಲ್ಲ ಅಂತ ಅರ್ಥ. ಹೆಚ್ಚನ ಬಂದರು, ಕೆಲವರು ಬಂದಿಲ್ಲ. ಎಲ್ಲರೂ ಬಂದರು ಅಂದರೆ 100%. ಈ ವೇದೋಕ್ತವಾದ ಸಕಲ ಗುಣಗಳಿಂದ ಅವರು ಮಾಡ್ತಾರೆ, ಹೆಚ್ಚು ಗುಣಗಳು ಇವರು ಮಾಡ್ತಾರೆ. ಅವ್ರು ಪೂರ್ತಿ ಮಾಡೋದಕ್ಕಾಗೋದಿಲ್ಲ, ತಾರತಮ್ಯಕ್ಕೆ ಜ್ಞಾಪಕ ಆಯ್ತಲ್ಲ. ಅಂದರೆ ಅಲ್ಲ, ಅದೇನು ಯಥಾಕ್ರಮಂ ಅಂತ ಹೇಳಿ ಪದ ಇಟ್ಟಿದ್ದಾರೆ. ಯಥಾಕ್ರಮಂ ಬಹುಗುಣೈ ಬ್ರಹ್ಮಣಾತು ಅಖಿಲೇ ಗುಣೈ. ಯಥಾಕ್ರಮ ಇದ್ದವನಿಗೆ ಸಂಶಯ ಬರ್ತೈತೆ. ನೀವು ಯಥಾಕ್ರಮ ಇದೆ, ಯಥಾಕ್ರಮ ಅಂದ್ರೆ ಏನು? ತಾರತಮ್ಯ ಅಂತ. ಉಪಾಸ್ಯ ಸರ್ವವೇದೈತ್ಯ ಸರ್ವೈರತಿ ಯಥಾಬಲಂ ಮೇಯೋ ವಿಷ್ಣುರ್ವಿಶೇಷಸ್ತು ಜ್ಞಾನೇ ಸ್ಯಾದುತ್ತರೋತ್ತರಂ. ಉಪಾಸ್ಯ ಸರ್ವವೇದೇಶ್ಯ ಸರ್ವೈರತಿ ಯಥಾವರ ಸರ್ವವೇದಗಳಿಂದ ಉಪಾಸನೆ ಮಾಡಿ ಸರ್ವವೇದಾಂತ ಪ್ರತ್ಯಯ ಚೋದನಾಜ್ಯ ವಿಶೇಷ ಅದು ಕೇಳ್ತಾರೆ. ಎಲ್ಲರೂ ಕೂಡ ಎಷ್ಟು ಶಕ್ತಿ ಇದೆಯೋ ಅಷ್ಟು ಓದಬೇಕು. ನಾವು ಕಡಿಮೆ ಅಂತ ಮಾಡಬಾರದು, ಆಗದೆ ಹೋದರೆ ಬೇರೆ, ಆದರೆ ಶುರು ಮಾಡದೆ ಕಡಿಮೆ ಅಂತ ಮಾಡಬಾರ್ದು. ಯಥಾಬಲಂ ಎಷ್ಟು ಶಕ್ತಿ ಇದೆ ಅಷ್ಟು ಓದಬೇಕು. ಎಲ್ಲರೂ ಕೂಡ ತಿಳಿಯಬೇಕು, ಉಪಾಸನೆ ಮಾಡಬೇಕು. ನೇಯೋ ವಿಷ್ಣು ವಿಶೇಷಸ್ತು ಜ್ಞಾನೇಶ್ಯಾದ ಉತ್ತರೋತ್ತರ. ಜ್ಞಾನದಲ್ಲಿ ಉತ್ತರೋತ್ತರ ವಿಶೇಷ ಇರುತ್ತೆ. ಕಡಿಮೆಯವರು ತಿಳ್ಕೊಳ್ಳೋದರಲ್ಲಿ ಹೆಚ್ಚು ತಿಳ್ಕೊಳ್ಳೋ, ಹೆಚ್ಚು ಗ್ರಂಥ ಓದೋದು, ಕಡಿಮೆ ಗ್ರಂಥ ಓದೋದು. ಹೆಚ್ಚು ಗ್ರಂಥ ಓದಿ ಹೆಚ್ಚು ವಿಷಯ ತಿಳಿಯೋದು, ಕಡಿಮೆ ಗ್ರಂಥ ಕಡಿಮೆ ವಿಷಯ ತಿಳಿಯೋದು. ಅದು ಓದೋದ್ರಲ್ಲೂ ವ್ಯತ್ಯಾಸ ಇದೆ, ತಿಳುವಳಿಕೆಯಲ್ಲೂ ವ್ಯತ್ಯಾಸ ಇದೆ. ಸರ್ವೇತಿ ಪುರುಷಾರ್ಥ ಸ್ಯುಃ ಜ್ಞಾನಾದೇವರ ಸಂಶಯ ನಲಿಪ್ಯತೆ ಜ್ಞಾನವಾಂಶ ಸರ್ವದೋಷೈರತಿ ಕ್ವಚಿತ್. ಸರ್ವೇತಿ ಪುರುಷಾರ್ಥ ಸ್ಯುಃ ಜ್ಞಾನಾದೇವರ ಸಂಶಯ. ಓಂ ಪುರುಷಾರ್ಥ ಅಪಶಬ್ದಾದಿತ್ಯ ಪಾದರಾಯಣ. ಜ್ಞಾನ ಬಂದರೆ ಏನಾಗುತ್ತೆ, ಎಲ್ಲ ಪುರುಷಾರ್ಥರು ಬಂದ್ಬಿಡು. ಬೇರೆ ಯಾವುದೋ ಬಂದರೂ ಕೂಡ ಅದೊಂದೇ ಪುರುಷಾರ್ಥ ಬರ್ತದೆ ಅಷ್ಟೇ, ಅದು ಬರೋದು ಗ್ಯಾರಂಟಿ ಇಲ್ಲ. ಜ್ಞಾನ ಬಂದರೆ ಎಲ್ಲ ಪುರುಷಾರ್ಥ ಬಂದ್ಬಿಡುತ್ತೆ. ಇದು ತಿಳ್ಕೊಂಡ್ರೆ ಜ್ಞಾನದಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಮೊನ್ನೆ ಹೇಳಲಿಲ್ಲ, ವಾರಾನ್ನದ ಹುಡುಗ, ತಂದೆ ಅನಾಥ ಬೇರೆ, ತಂದೆ ಇಲ್ಲ, ತಾಯಿ ಇಲ್ಲ, ಮೈ ತುಂಬ ಬಟ್ಟೆ ಇಲ್ಲ, ಏನೋ ಕಂಠದ ಮೇಲೆ ವಾರಾನ್ನ ಮಾಡ್ಕೊಂಡು ಹೋಗ್ತಾನೆ. ಫಸ್ಟ್ ರ್ಯಾಂಕ್ ಬಂದ ಹುಡುಗ, ಎಲ್ಲ ಕಡೆ ಕೆಲಸ ಹುಡುಕೊಂಡು ಮನೆ ಬಂದ, ಆಮೇಲೆ ಕಾರ್ ಬಂತು, ಆಳುಗಳು ಬಂದವು, ಎಲ್ಲರೂ ತಾ ವಾರಾನ್ನ ಕಳಿಸಿ ಮಾಡಿದ್ರು. ಇದಕ್ಕೆಲ್ಲ ಎಲ್ಲಿಂದ ಬಂತದ್ದು, ಓದಿನಿಂದ ಬಂತು. ಲೌಕಿಕ ಓದಿನಿಂದ ಕಾರು ಸ್ಕೂಟರ್ ಮನೆಗೇನೆ ಬರೋದಾದರೆ ಅಧ್ಯಾತ್ಮ ವಿದ್ಯೆಯಿಂದ ಸರ್ವೇದೂ ಪುರುಷಾರ್ಥ ಅಷ್ಟು ಏನು ಬೇಕಾದ್ರೂ ಸಿಗುತ್ತೆ. ನಮಗೆ ಅಧ್ಯಾತ್ಮ ಪುರುಷಾರ್ಥ ಏನಾಗಿದೆ ಅಧ್ಯಾತ್ಮ ಜ್ಞಾನದಿಂದ ಅಂದರೆ ಏನೇನೂ ಸಿಗೋದಿಲ್ಲ ಅಂತ ಆಗಿಬಿಟ್ಟಿದೆ. ಕೊಟ್ಟಿ ಹೋಗ್ತಾನೆ, ಯಾಕೆ ಓದ್ತೀನಿ ಸುಧಾರ ಪಾಪ ಅಂದ ಜೊತೆ ಪಾಪ ಸೇರಿಸ್ಬಿಟ್ಟು ಓದೋನು ಸತ್ತೋಗ್ಬಿಡೋದು ಕಾರ್ಯಕ್ರಮ ಮಾಡಿಬಿಡ್ತಾರೆ. ಲೌಕಿಕ ಓದಿದ್ರೆ ಖುಷಿ ಪಡ್ತಾರೆ, ಶಾಸ್ತ್ರ ಓದಿದ್ರೆ ಹೇಳ್ತಾರೆ. ಶಾಸ್ತ್ರ ಓದಿದ್ರೆ ಒಂದು ಭಾಗ್ಯ ಇನ್ನು ಯಾವ ಜನಗೂ ಬರುತ್ತೆ, ಮತ್ತೆ ಈ ವಿದ್ಯೆ ಮುಂದಿನ ಜನಕ್ಕೆ ಬರೋದಿಲ್ಲ. ಮತ್ತೆ ಲೌಕಿಕ ಏನೇ ಕೊಟ್ಟರು ಇಷ್ಟಕ್ಕೆ, ಅಧ್ಯಾತ್ಮ ವಿದ್ಯೆ ಹಾಗಲ್ಲ. ತತ್ರ ತಮ್ಮ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೈಹಿಕ. ಮುಂದೆ ಜನ ಮತ್ತೆ ಬಂದು ಮುಂದೆ ಹೋಗ್ಬಿಡ್ತಾರೆ. ಆದ್ದರಿಂದಾಗಿನೇ ಅಧ್ಯಾತ್ಮ ವಿದ್ಯಾ ವಿದ್ಯಾ ಅದನ್ನು ಮರಿಬಾರ್ದು. ಮಕ್ಕಳು ಏನಾರ ಓದ್ಕೊಳ್ಳಿ, ದಿವಸ ಒಂದು ಅರ್ಧ ಅರ್ಧ ಗಂಟೆ ಹೇಳ್ಕೊಡಿ, ಒಂದು ಕಾಲು ಗಂಟೆ ಹೇಳ್ಕೊಡಿ ಸಾಕು. ಅವ್ನು ದೊಡ್ಡ ಎರಡು ಜ್ಞಾನಿ ಆಗಿಬಿಡ್ತಾನೆ. ಇನ್ನೊಂದು ಜ್ಞಾನ ಬಿಟ್ಟುಕೊಳ್ಳಿ, ಇಲ್ಲಿ ಮುಂದೆ ಬರ್ತಾನೆ, ಅಲ್ಲಿ ಭಾರಿ ಮುಂದೆ ಬಂದುಬಿಡ್ತಾನೆ. ಆ ಪೂರ್ತಿ ಬಿಟ್ಟುಬಿಡ್ತಾನೆ. ಎಷ್ಟು ಬಿಟ್ಟು ಉಪನಯನ ಕೂಡ ಮಾಡಿದ್ರೆ ಹುಡುಗ ಓದ್ಬೇಕು ಪಾಪ ಅಂತ ಹೇಳ್ಬಿಟ್ಟು ಓದ್ತಾನೆ ಮಾಡಿದ್ರೆ ಏನು ಓದ್ತಾನೆ ಏನು ಮಾಡ್ತಾನೆ ಸಾಧ್ಯನೇ ಇಲ್ಲ. ನೀವು ಲೌಕಿಕ ಓದಿಗೆ ಅಧ್ಯಾತ್ಮ ವಿದ್ಯೆ ಸಹಕಾರಿನೇ ಹೊರತು ವಿರೋಧಿ ಅಲ್ಲ. ಗೊತ್ತಾಯ್ತಾ, ಅವ್ರು ತುಂಬ ಹೆಚ್ಚು ಬುದ್ಧಿವಂತರಾಗ್ತಾರೆ ಹೊರತು ಏನು ಮಾಡಿದ್ರು ಕಡಿಮೆ ಆಗೋ ಸಂಭವ ಇಲ್ಲ. ಅವರು ಚಾಪ್ಟರ್ ವಿರೋಧ ಆ ರೀತಿ ಆಗಿಬಿಡ್ತಾರೆ. ಧಿಯೋಯೋನ ಪ್ರಚೋದಯ ಅಂತ ಹೇಳ್ಕೊಂಡ್ರೆ ದಂಡನಾಗ್ತಾನೆ ಬುದ್ಧಿವಂತನಾಗ್ತಾನ? ಬುದ್ಧಿ ಕೊಡು ಅಂತ ಕೇಳ್ಬಿಟ್ಟು ದಂಡನಾಗೋದಾದ್ರೆ ದೇವರು ನಮಗೆ ಆಗ್ರಹ ಮಾಡ್ತಾನೆ ಅಂತ ಆಗ್ತದೆ ಅಷ್ಟೇ. ಅದಕ್ಕೆ ಜ್ಞಾನಕ್ಕಿಂತ ದೊಡ್ಡದು ಯಾವುದೇ ಜಗತ್ತಲ್ಲಿ ಯಾವ ಪದಾರ್ಥನೂ ಇಲ್ಲ ಅಂತ ಮೊದಲು ಹೇಳ್ತಿದ್ರೆ ಎಲ್ಲರೂ ಜ್ಞಾನಿಗಳಾಗ್ತಾರೆ. ಇವತ್ತು ಯಾಕೆ ಓದ್ತಿ ಅನ್ನೋ ಭಾವನೆ ತಂದು ತಂದು ಹಾಳು ಮಾಡ್ಕೊಂಡ್ಬಿಟ್ಟಿದ್ದ. ಸರ್ವೇತು ಪುರುಷಾರ್ಥಾಶ್ಯು ಜ್ಞಾನಾದೇವನ ಸಂಶಯ ನಲಿಪ್ಯತೆ ಜ್ಞಾನವಾಂಶ್ಯ ಸರ್ವದೋಷ ಇರತಿಪ್ಪತಿ. ಏನ ಶುಹ ಜ್ಞಾನಾದೇವ ಶುಹ ಬಹುವಚನ, ಚಾತ್ ಶುಹು ಅಷ್ಟೇ, ಚಾತ್ ಚಾತಾಂ ಶುಹು ಪುರುಷಾರ್ಥ ಬಹುವಚನ. ಆದ್ದರಿಂದ ಬಹುವಚನ ಕ್ರಿಯಾಪದ ಇಟ್ಟಿದ್ದಾರೆ, ಅರ್ಥ ಆಯ್ತಾ? ಚಾತ್ ಅಂತ ಗೊತ್ತು ಕೇಳಿ ಇದೆಯಲ್ಲ, ಶುಹು ಪ್ಲೂರಲ್. ಸರ್ವದೋಷ ನದಿಪ್ಯತೆ ಜ್ಞಾನವಾಂಶ್ಯ ಸರ್ವದೋಷ ಇರತಿಪ್ಪತಿ. ಜ್ಞಾನ ಇದ್ದವನಿಗೆ ಪುರುಷಾರ್ಥ ಎಲ್ಲ ಬಂತು, ಒಂದು ಲೇಪ ಇಲ್ಲ, ಇನ್ನೊಂದು ಎರಡು ಇನ್ನೊಂದು ಅಡ್ವಾಂಟೇಜ್. ಏನು ಮಾಡಿದ್ರೆ ಅವನಿಗೆ ಲೇಪನೇ ಆಗೋದಿಲ್ಲ. ಯಾಕೆ? ಆಗಾಮಿ ಲೇಪ ಇಲ್ಲ ಅಂತ ಹೇಳಿದ್ದ. ಅಪರೋಕ್ಷ ಜ್ಞಾನಿ ಆದವನಿಗೆ ಲೇಪ ಇಲ್ಲ. ಇಲ್ಲಿ ಜ್ಞಾನ ಶಬ್ದಕ್ಕೆ ಎರಡು ಅರ್ಥ, ಜ್ಞಾನಾದೇವ ಅಂದರೆ ಅಪರೋಕ್ಷ ಜ್ಞಾನಾದೇವ ಅಂತ ಮುಖ್ಯ ಅರ್ಥ, ಆಮೇಲೆ ಅನಂತರ ಪರೋಕ್ಷ ಜ್ಞಾನಾದಪಿ. ಅಪರೋಕ್ಷ ಮುಖ್ಯ ಅರ್ಥ ಹೇಳಬೇಕಾದ್ರೆ ಅಪರೋಕ್ಷ ಜ್ಞಾನಕ್ಕೆ ಹೇಳಬೇಕು. ಅದಕ್ಕೆ ರಾಯಗ್ರಂಥವರಿಗೆ ಸರ್ವಾಭಿಷ್ಟ ಫಲಪ್ರದ ಅಂತ ಹೇಳ್ಬಿಡ್ತಾರೆ. ಎಲ್ಲ ಕೂಡ ಹೇಳಬೇಕಾ ಸರ್ವಾಭಿಷ್ಟಾರ್ಥ ಸಿದ್ಧಾರ್ಥಂ ಅಂತ ಹೇಳ್ತಾರೆ. ಯಾಕೆ? ಅಪರೋಕ್ಷ ಜ್ಞಾನಿಗಳಾದ್ದರಿಂದ. ಪರೋಕ್ಷ ಜ್ಞಾನಿಗಳಿಗೆ ಯಥಾಶಕ್ತಿ ಬರುತ್ತೆ. ಮುಕ್ತರಿಗಂತೂ ಏನೇನು ಸತಿ ಕಾಮಯತೆ ಸಮರ್ಥ, ಅಲ್ಲಿ ಮೂರು ಹಂತ ಈಗ, ಪರೋಕ್ಷ ಜ್ಞಾನಿ, ಅಪರೋಕ್ಷ ಜ್ಞಾನಿ, ಮುಕ್ತ. ಮುಕ್ತರಿಗೆ ನೂರಕ್ಕೆ ನೂರರಷ್ಟು, ಅಪರೋಕ್ಷ ಜ್ಞಾನಿಗೆ 99.99% ಇದ್ದಾರೆ. ಇವರಿಗೆ ಮೋಸ್ಟ್ಲಿ ಅಂತ ಈ ಮೂರು ಅರ್ಥದಲ್ಲಿ ಇದೆ. ನದಿತ್ಯತೆ ಜ್ಞಾನವಾಂಶ ಸರ್ವದೋಷೈರತಿ ಕ್ವಚಿತ್. ದೋಷಗಳ ಲೇಪ ಯಾವುದೂ ಇಲ್ಲ. ಅದಕ್ಕೆ ವಿಶೇಷ ಹೇಳ್ಬಿಟ್ಟಿದ್ದಾರೆ ಆಗಲಿದೆ. ಏನಂತ? ಸೋತವದ್ರೋಹ ಮಾತ್ರ ಲೇಪ ಆಗೇ ಆಗ್ತದೆ ಅಂತ ಹೇಳಿದ್ದೆ. ಅದು ಎಷ್ಟರ ಮಟ್ಟಿಗೆ ಅಂದರೆ ಮುಕ್ತಿಯಲ್ಲೂ ಆನಂದ ಹಾಸವಾಗ್ತದೆ ಅಂತ ಹೇಳಿದ್ರಿಂದ ಅದನ್ನು ಮಾಡಬಾರ್ದು. ಅದೇ ರೀತಿಯೇ ಸೋತ ಮಾನುಗ್ರಹ ಮಾತ್ರ ಭಾರಿ ದೊಡ್ಡದು, ಮುಕ್ತಿ ಆನಂದ ವೃದ್ಧಿ ಕಾರಣ ಆಗಿರ್ತದೆ. ಸೋತ್ತಮ ಅನುಗ್ರಹ ಅನ್ನೋದು ಗೊತ್ತಾಯ್ತಾ? ಅದಕ್ಕೆ ಸೋತ್ತಮ ಅನುಗ್ರಹ ಯಾವ ಕಾಲಕ್ಕೂ ಮಾಡಬಾರ್ದು. ಸೋತ್ತಮ ಅನುಗ್ರಹವನ್ನು ಯಾವ ಕಾಲಕ್ಕೂ ಸಂಪಾದನೆ ಮಾಡಬೇಕೆ ಹೊರತು ನಮಗೆ ಬಂದಿದೆ ಅಂತ ತಿಳ್ಕೊಂಡು ಸ್ಟಾಪ್ ಮಾಡಬಾರ್ದು. ಅನುಗ್ರಹ ಸಾಕು ಅನ್ನಬಾರ್ದು ಯಾವಾಗಲೂ ಕೂಡ. ಅನುಗ್ರಹ ಇನ್ನೂ ಬೇಕು ಇನ್ನೂ ಬೇಕು ಅಂತಿರಬೇಕು. ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿ ಪ್ರಪನ್ನಾಹ ಮಾನ್ಯಾತ್ಮಃ ಅನ್ನೋ ಮಾತು ಅರ್ಥ ಆಗಿದೆ. ಗುಣದೋಷೈ ಸುಖಸ್ಯಾಪಿ ವೃದ್ಧಿ ಹ್ರಾಸೌ ಮುಕ್ತಿಗೌ ಋಣಾಂ ಸುರಾಣಾಂ ಮುಕ್ತೌ ತು ಸುಖಂ ತೃಪ್ತಂ ಯಥಾಕ್ರಮಂ. ಗುಣದೋಷೈ ಸುಖಸ್ಯಾಪಿ ವೃದ್ಧಿ ಹ್ರಾಸೌ ವಿಮುಕ್ತಿಗೌ ಸುಖಸ್ಯ ಗುಣದೋಷೈ ವೃದ್ಧಿ ಹ್ರಾಸೌ. ಗುಣದಿಂದ ವೃದ್ಧಿ, ದೋಷದಿಂದ ಹ್ರಾಸ. ಯಾವುದಕ್ಕೆ? ಸುಖಕ್ಕೆ. ಸುಖಸ್ಯ ವೃದ್ಧಿ ಗುಣೈ, ವೃದ್ಧಿ ಸುಖಸ್ಯ ಹ್ರಾಸ ದೋಷೈ. ಎಲ್ಲಿ ವಿಮುಕ್ತಿಗೌ? ಮುಕ್ತಿಯಲ್ಲೂ ಕೂಡ ಗುಣದಿಂದ ವೃದ್ಧಿ ಉಂಟು, ದೋಷದಿಂದ ಹ್ರಾಸ ಉಂಟು. ನೃಣಂ ಸುರಾಣಂ ಯಾರಿಗೆ ಅಂತ ಕೇಳಿದರೆ ಮನುಷ್ಯರಿಗೆ ಮಾತ್ರ. ದೇವತೆಯಲ್ಲಿ ಹಾಗಾಗೋದಿಲ್ಲ ಅಂತ, ದೇವತೆಯಲ್ಲಿ ಹಾಗಾಗೋದಿಲ್ಲ. ಸುರಾಣ ಮುಕ್ತ ಸುಖಂ ತೃಪ್ತಂ ಯಥಾಕ್ರಮ. ಅವರು ಎಂಥದ್ದು ಮಾಡಿದ್ರು, ಒಳ್ಳೇದು ಮಾಡಿದರೆ ಆನಂದ ವೃದ್ಧಿ ಆಗ್ತದೆ, ಕೆಟ್ಟದ್ದು ಮಾಡಿದ ಏನಾಗ್ತದೆ? ಹ್ರಾಸ ಆದರೆ ಇರಸ್ ಉಳಿತದೆ, ಇರಸ್ ಉಳಿತು ದೇವತೆಗಳು ಬಳಸಿಗಾರ ಹಾಸ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಚಂದ್ರ ಸುಗ್ರೀವ ಸುಗ್ರೀವ ವ್ಯವಸ್ಥೆ ಇವ ಶೋಚ್ಯದಾರ ಪರಿಗ್ರಹ ಕ್ಲುಪ್ತಹಾರಿ ಅಭೂನ್ನೈವ. ಅವ್ರು ಎಷ್ಟಾಗಬೇಕು ಅಷ್ಟಾಯಿತು, ಆನಂದ ವೃದ್ಧಿ ಆಗಲಿಲ್ಲ ಅವರಿಬ್ಬರಿಗೆ. ಆನಂದ ವೃದ್ಧಿ ಆಗಬೇಕಾಗಿತ್ತು ನ್ಯಾಯವಾಗಿ, ಆಗಲಿಲ್ಲ. ಮನುಷ್ಯರಿಗಾದರೆ ಕಡಿಮೆ ಆಗಿರ್ತಾರೆ. ಎಲ್ಲಿ ಎಲ್ಲಿ ಆಗಿಲ್ಲ ಹೇಳಿಲ್ಲ, ಎಲ್ಲಿ ಆಚಾರ ನಿರ್ಣಯ ಹೇಳ್ತಿರಲ್ಲ. ಚಂದ್ರ ಸುಗ್ರೀವ ವ್ಯವಸ್ಥೆ ಇವ ಶೋಚ್ಯದಾರ ಪರಿಗ್ರಹ ಕ್ಲುಪ್ತಹಾರಿ ಅಭೂನ್ನೈವ. ಆಚೆ ಅನವ್ಯಾಖ್ಯಾನದ ಮಾತು, ಅವ್ರಿಗೆ ಬೇಕು ಬೇಕು ಸಿಗ್ತದೆ, ಅದು ಕಡಿಮೆ ಆಗಲಿಲ್ಲ. ಆದರೆ ಪ್ರಾಪ್ತವ್ಯ ಹಾಗೆ ಹೋಗ್ತದೆ, ಮುಂದೆ ಬರೋಕ್ಕೆ ತಪ್ಪಿರುತ್ತೆ. ಮತ್ತೆ ಆಯ್ತು, ಹುಡುಗರೆಲ್ಲ ವೃದ್ಧಿ ಆಗಬೇಕಾಗಿತ್ತಲ್ಲ ಕೆಟಗರಿಯವರಿಗೆ, ಆಗಲಿಲ್ಲ. ಯವದೇವರು ಸಮ ಮೂರು ಜನರು, ಅವರಿಗೆ ಆಯ್ತು, ಇವರಿಗೆ ಆಗಲಿಲ್ಲ. ಈ ದೋಷದಿಂದಾಗಿ ಆಗಲಿಲ್ಲ. ಇತಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀ ಬ್ರಹ್ಮಸೂತ್ರಾಣು ಭಾಷೆ ತೃತೀಯಾಧ್ಯಾಯ ಚತುರ್ಥಾಧ್ಯಾಯ ಫಲಾಧ್ಯಾಯ ವಿಷ್ಣುರ್ಬ್ರಹ್ಮತಾಜಾತೇತಿ ಏವಂ ನಿತ್ಯಮುಪಾಸನಂ ಕಾರ್ಯವಾಪತ್ಯಪಿ ಬ್ರಹ್ಮ ತೇನಯಾತ್ಯಪರೋಕ್ಷತಾಂ. ನಿತ್ಯಂ ಉಪಾಸನಂ ಅಂತ ಹೇಳಿದ್ರಿಂದ ಆವೃತ್ತಿ ರಸಕೃಪದೇಶ ಅಸಕೃಪದೇಶ ಬಂದೋಯಿತು. ವಿಷ್ಣುರ್ಬ್ರಹ್ಮ ತಥಾ ದಾತೇತ್ಯೇವ ಬ್ರಹ್ಮದೃಷ್ಟಿ ಉತ್ಕರ್ಷ. ಆಮೇಲೆ ದಾತ ಆದಾತ ಆತ್ಮ ಅಂತೇಳಿ ಆತ್ಮೇತೀತು ಉಪಗಚ್ಚಂತಿ ಗ್ರಾಹಯಂತಿ ಚ ಓಂ ಎಲ್ಲ ಅರ್ಥಗಳು. ವಿಷ್ಣುವನ್ನ ಬ್ರಹ್ಮ ಅಂತನೋ ಆದಾತ ಅಂತ ತಥಾ ಆದಾತ ಅಂತ ಬಿಡಿಸ್ಕೋಬೇಕಾದ್ರೆ ದಾತ ಅಂತ ಬಿಡಿಸ್ಕೋಬಾರದು. ಆದಾತ ಆದಾತ ಆತ್ಮ ಅಂತ ಆಚಾರ ಅರ್ಥ ಹೇಳಿದ್ದಾರೆ. ಆದ್ದರಿಂದ ದಾತ ಅಂತ ಬಿಡಿಸ್ಕೊಂಡ್ಬಿಟ್ರೆ ಮೂಲಕ್ಕೆ ವಿರುದ್ಧ ಆಗುತ್ತೆ. ಆತ್ಮ ಆದಾತ ಇತ್ತೇವಂ ನಿತ್ಯಂ ಉಪಾಸನಂ ಕಾರ್ಯ. ನಿತ್ಯ ಉಪಾಸನೆ ಮಾಡಬೇಕು. ತ್ಯಾಗದ ಉಪಾಸನೆಯಿಂದ ನಾವು ಮೋಸಕ್ಕೆ ಹೋಗೋಕ್ಕಾಗೋದಿಲ್ಲ. ಸುಮ್ಮನೆ ಸುಮ್ಮನೆ ಹೋದರೆ ರ್ಯಾಂಕಿಂಗ್ ಬರೋದಿಲ್ಲ. ಸೀರಿಯಸ್ ಹೋದರೆ ರ್ಯಾಂಕ್ ಬರುತ್ತೆ ಹೊರತು ಎಂದೋ ಹೋದ ಎಂದೋ ಬಿಟ್ಟ ಅಂದರೆ ಬರೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಿತ್ಯಂ ಉಪಾಸನಂ ಕಾರ್ಯ ಆಪದ್ಯತಿ ಕಾರ್ಯಂ ನ ಆದಿವ್ಯಾಧಿ ನಿರೀಕ್ಷೆಯನ್ನ ವಿಕ್ಷಿಪ್ತ ಮನಸ್ಸೋಪಿ. ಆದಿ ವ್ಯಾಧಿ ಏನೇ ಬಂದಿರಲಿ ಕೊನೆ ಪಕ್ಷ ಆತ್ಮ ಅನ್ನೋದನ್ನು ಬಿಡಬಾರ್ದು, ಬ್ರಹ್ಮ ಅನ್ನೋದನ್ನು ಬಿಡಬಾರ್ದು. ಅದಕ್ಕೆ ಆಚೆ ಸಂತತಂ ಚಿಂತ ಏನಂತಂ ಅಂತಕಾಲೇ ವಿಶೇಷತ. ಸಂತತಂ ಚಿಂತ ಏನಂತ ಅನ್ನೋದು ವರ್ಣರೂಪ ಧ್ಯಾನ. ಅಂತಕಾಲ ವಿಶೇಷ ಅನ್ನೋದು ಧ್ಯಾನ ಅಂತ ಹೇಳಿದ್ದಾರೆ. ಆಗಲಿ ಉಪಾಸನ ಇವು ಎರಡು ವಿಧ, ಮರಣೋಪಾಸನ ಧ್ಯಾನೋಪಾಸನ ಅಂತೇಳಿ. ಮರಣಂ ನಿತ್ಯದ ಕಾರ್ಯ, ಮರಣಂ ಸಂತತಂ ಚಿಂತ ಏನಂತ. ಅಂತಕಾಲ ವಿಶೇಷತ ಅಂದರೆ ಅಂತಕಾಲ ಶಬ್ದ ಬಹಳ ಅರ್ಥಗಳು. ಅಂತಕಾಲ ನಿಶ್ಚಯ ಕಾಲ ಅಂತ. ಧ್ಯಾನ ನಿಶ್ಚಿತ ತತ್ವಸ್ಯ, ತತ್ವ ನಿಶ್ಚಯ ಆದಮೇಲೆ ವಿಶೇಷ ಧ್ಯಾನ ಮಾಡ್ತೇವೆ. ಅಂತಕಾಲ ಅಂತ ಹೇಳಿದರೆ ಕೊನೆಗೆ ಪ್ರಾರೋಪಕ್ರಮಣ ಕಾಲದಲ್ಲಿ ಮಾಡ್ತೇವೆ ಇನ್ನೊಂದನ್ನು ಸಂಧಾನ. ಅಂತಕಾಲ ಶಬ್ದಕ್ಕೆ ಅನೇಕ ಅರ್ಥಗಳು. ನಾವು ದಾಸ್ತೋತ್ರ ಸುಮಾರು ಒಂದು 50-60 ಅರ್ಥ ಬರೆದಿದೆ ಅಂತಕಾಲ ಅನ್ನೋದು. ಆದಷ್ಟು ಅಲ್ಲಿ ಹೋದರೆ ಸರಿ ಒಂದು ಸಾರಾರ್ಥಕರ ಕಾರ್ಯವಾಪತ್ಯಪಿ ಬ್ರಹ್ಮ ತೇನಯಾತ್ಯ ಅಪರೋಕ್ಷತ. ಇದ್ರ ಏನು ಉಪಯೋಗ ಅಂದರೆ ಅಪರೋಕ್ಷ ಜ್ಞಾನ ಬರುತ್ತೆ. ಕಾರ್ಯವಾಪತ್ಯಪಿ ಬ್ರಹ್ಮ ಅಂತ ಅಪತ್ಕಾರದಲ್ಲೂ ಕೂಡ ದೇವರ ಸ್ಮರಣೆ ಬಿಡಬಾರದು. ಅದರಿಂದ ಅಪರೋಕ್ಷ ಜ್ಞಾನವೇ ದೊಡ್ಡ ಫಲ ಅಂದರೆ ಯಾರು ಬಿಡ್ತಾರೆ? ಪ್ರಾರಬ್ಧ ಕರ್ಮನೋ ನಿತ್ಯ ಜ್ಞಾನಾದೇವ ಪರಿಚಯ ಅನಿಷ್ಟ ಉಭಯಶ್ಯಾಪಿ ಸರ್ವಶಾನ್ಯಸ್ಯ ಭೋಗತ. ಪ್ರಾರಬ್ಧ ಕರ್ಮಣ ಅನ್ಯಸ್ಯ, ಅನ್ಯಸ್ಯ ಅಂದರೆ ಸಂಚಿತ ಆಗಾಮಿ ಕರ್ಮಗಳಿಗೆ ಜ್ಞಾನಾದೇವ ಪರಿಚಯ. ಜ್ಞಾನ ಬರ್ತನೆಗೆ ನಾಶ ಆಗೋಯಿತು. ಆದರೆ ಅನಿಷ್ಟ ಉಭಯಶ್ಯಾಪಿ ಸರ್ವಸ್ಯ ಅನ್ಯಸ್ಯ ಭೋಗತ. ಅನ್ಯಸ್ಯ ಅಂದರೆ ಪ್ರಾರಬ್ಧಸ್ಯ ಭೋಗತ, ಪ್ರಾರಬ್ಧಸ್ಯ ಭೋಗಸ್ಯ ಪ್ರಾರಬ್ಧ ಕರ್ಮಗಳು ಅನ್ಯಸ್ಯ ಇದರಿಂದ ನಾಶ. ಅನಿಷ್ಟ ಉಭಯಶ್ಯಾಪಿ, ಅನಿಷ್ಟ ಅಂದರೆ ಪುಣ್ಯ ಮತ್ತು ಪಾಪ. ಅನಿಷ್ಟ ಪ್ರಾರಬ್ಧ, ಅನಿಷ್ಟ ಪ್ರಾರಬ್ಧ, ಇಷ್ಟ ಪ್ರಾರಬ್ಧ ಎರಡು ಕೂಡ ಅನುಭವಕ್ಕೆ ಹೋಗ್ತದೆ. ಉತ್ತರೇಶು ಉತ್ತರೇಶ್ವೇವಂ ಯಾವತ್ವಾ ಯುಂಗಮುಕ್ತಿಗಾಹ ಪ್ರವಿಷ್ಯ ಭುಂಜತೆ ಭೋಗಾನ್ ತದಂತರ್ ಬಹಿರೇವಾ. ಉತ್ತರೇಶು ಉತ್ತರೇಶ್ವೇವ ಲಯಕ್ರಮ ಮಾರ್ಗ ಹೇಳಬೇಕಾದ್ರೆ ಮೇಲಿನವರು ಮೇಲಿನವರಿಂದ ಹುಟ್ಟಿ ಬರ್ತಾರೆ, ಮೇಲಿನವರು ಲಯ ಹೊಂದ್ತಾರೆ. ಯಾವದ್ ವಾಯು ವಾಯುದೇವರವರೆಗೆ ಇದು ವಾಯುದೇವರಿಗೆ ಲಯ ಮಾಡೋದಿಲ್ಲ. ಯಾಕೆ? ತೇಜಸ್ಸಿ ಲಯ ಅಂತ ಹೇಳಬೇಕು. ತೇಜಸ್ಸಿ ಲಯ ತೇಜಸ್ಸಿ ಲಯ ಇಲ್ಲ, ಅದಕ್ಕೆ ಎಂದರೂ ಮಹಾಲಕ್ಷ್ಮಿ ಮುಂದೆ ಹೋಗ್ತಾರೆ ಹೊರತು ಅಲ್ಲಿವರೆಗಿಲ್ಲ. ವಿಮುಕ್ತಿಗಾಹ ಮುಂದೆ ಮುಕ್ತಿಗೆ ಹೋಗ್ತಾರೆ. ಪ್ರವಿಶ್ಯ ಭುಂಜತೆ ಹೋಗಾನ್ ತದಂತರ್ ಬಹಿರೇವವ. ಮುಕ್ತಿ ಹೋದ ಮೇಲೆ ಕೆಲವು ದೇಹದಲ್ಲೇ ಪ್ರವೇಶ ಮಾಡಿ ಹೋಗ ಹೊಂತಾರೆ ಸಾಹಿತ್ಯ ಮುಕ್ತಿ, ಹೊರಗಿದ್ದು ಹೊಂತಾರೆ ಸಾಲುಕ್ಯ ಸಾಲುಕ್ಯ ಸಾಮಿತ್ಯಾದಿಗಳು. ವಾಯು ವಿಷ್ಣು ಪ್ರವಿಶ್ಯವ ಭೋಗಶ್ಚೈವೋತ್ತರೋತ್ತರಂ ಉತ್ಕ್ರಮ್ಯ ಮಾನುಷ ಮುಕ್ತಿಂ ಯಾಂತಿ ದೇಹ ಕ್ಷಯಾತ್ಪುರಾಹ. ವಾಯು ವಿಷ್ಣು ಪ್ರವಿಶ್ಯವ, ವಾಯುದೇವ ವಿಷ್ಣುವರು ಪ್ರವೇಶ ಮಾಡಿರ್ತಾರೆ. ಮುಂದೆ ಬ್ರಹ್ಮದೇವರಾಗಿ ಬರ್ತಾರೆ. ಏನು ಪ್ರವೇಶ ಮಾಡಿರ್ತಾರೆ ನಾಲ್ಕು ಹೊರಗೆ ಹೊರಗೆ ಬರ್ತಾರೆ ಅದು. ಹಾ, ಪ್ರವೇಶ ಮಾಡಿದ್ದು ಎಂದು ಅಲ್ಲಿ ಉದಯ, ಅಲ್ಲಿಂದ ಹೊರಗೆ ಬರ್ತಾರೆ. ಬಂತರ ಬಹಿರೇವಜ ಭೋಗಶ್ಚೈವ ಉತ್ತರೋತ್ತರ. ತಾರತಮ್ಯದಲ್ಲೂ ಭೋಗ ಅಂಬೋದು ಬೇರೆಯವರು ಜಾಸ್ತಿ ಜಾಸ್ತಿ ಇರುತ್ತೆ. ಉತ್ಕ್ರಮ್ಯ ಮಾನುಷಾ ಮುಕ್ತಿ, ಮನುಷ್ಯರೆಲ್ಲ ಮುಕ್ತಿ ಹೊಂದ್ಬೇಕಾದ್ರೆ ಮನುಷ್ಯೋತ್ತಮರೆಲ್ಲ ಉತ್ಕ್ರಮ್ಯ ದೇಹೋತ್ಕ್ರಮಣ ಮಾಡಿ ಹೋಗ್ಬೇಕು. ಅದಕ್ಕೆ ಅವ್ರಿಗೇನಿದೆ ಅವರಿಗೆಲ್ಲ ಅಂತ್ಯಕಾಲದಲ್ಲಿ ಮಾರ್ಗ ಅಂತ ಹೇಳ್ತಾರೆ. ದೇವತೆಗಳಿಗೆ ಅದಿಲ್ಲ. ಯಾಂತಿ ದೇಹಾಶ್ಚಯ ಪುರ, ಅವ್ರ ದೇಹವನ್ನು ಬಿಟ್ಟು ಮೇಲಿನವರಲ್ಲಿ ಹೋಗ್ತಾರೆ, ಬೇರೆಯವರಲ್ಲಿ ಹೋಗ್ತಾರೆ. ಇವರು ಕ್ರಮ ಬೇರೆ, ಅವರ ಕ್ರಮ ಬೇರೆ. ಅವರಿಗೆ ಮಾರ್ಗ, ಇವರಿಗೆ ಉತ್ಕ್ರಾಂತ. ಅತ್ತಿರಾಧಿಪಥ ವಾಯು ಪ್ರಾಪ್ಯತೆ ನ ಜನಾರ್ದನಂ ಯಾಂತ್ಯುತ್ತಮ ನರೋತ್ಯಾದ್ಯಾ ಬ್ರಹ್ಮಲೋಕಾಪ್ತಃ ಮುನ. ಅತ್ತಿರಾದಿ ಪಥ ವಾಯು ಬಂತಲ್ಲ, ಅತ್ತಿರಾದಿ ಪಥ, ಅತ್ತಿರಾದಿ ಮಾರ್ಗದಿಂದ ವಾಯುದೇವರನ್ನು ಹೊಂದಿ ತೇನ ಜನಾರ್ದನಂ ಯಾಂತಿ ಉತ್ತಮ ಆತ್ಮಂತಿ ಜನಾರ್ದನ ಹತ್ರ ಹೋಗ್ತಾರೆ. ನರೋತ್ಯಾದ್ಯ ಅಂದರೆ ಮನುಷ್ಯೋತ್ಯಮರು ಮೊದಲಾದವರೆಲ್ಲ. ಬ್ರಹ್ಮಲೋಕಾಪ್ತಃ ಮುನ, ಮುಂದೆ ಬ್ರಹ್ಮಲೋಕದಲ್ಲಿ ಅವರು ಸೇರಿಬಿಟ್ಟು ಅಲ್ಲಿಂದ ಮುಂದೆ ಹೋಗ್ತಾರೆ. ನಿನ್ನೆ ಬಂತಾರೆ ಪ್ರತಿಕಾಲ ಮೊದಲು ಅಪ್ರತಿಕಾಲ ಮೊದಲು. ಪ್ರತಿಕಾಲ ಮೊದಲು ಮೊದಲು ಬ್ರಹ್ಮದೇವರು ಕಾರ್ಯಂ ಬಾದರಿ ಬಾದರಿಗೆ ಹೇಳಿದ್ರಲ್ಲ, ಬಂದರೆ ಮೊದಲು ಹೋಗಿ ಆಮೇಲೆ ಅವ್ರ ಜೊತೆಗೆ ಮುಕ್ತಿ ಹೋಗ್ತಾರೆ. ಇವರು ಅಮುಕ್ತ ಸ್ಥಾನಕ್ಕೆ ಮೊದಲು ಹೋಗಿ ಮತ್ತೆ ಬ್ರಹ್ಮದೇವ ಜೊತೆಗೆ ಮುಕ್ತಿ ಹೋಗ್ತಾರೆ. ಅಪ್ರತಿಕಾಲ ಮೊದಲು ಹಾಗೆ, ಪ್ರತಿಕಾಲ ಮೊದಲು ಹೀಗೆ ಅಂತ ಹೇಳಿ ಜಮೀನಿಗಳಿಗೆ ಮತ್ತೆ ಯಾರಿಗೆ ವಿರೋಧ ಬಂದಿತ್ತು? ಬಾದರಿಗೆ. ಕಾರ್ಯಂ ಬಾದರಿ ಅಂತವರು, ಪರಂಬ್ರಹ್ಮ ಜೈಮಿನಿ ಅಂತವರು, ಅದಿಬ್ಬರು ಸರಿ ಹೇಳಿದ್ದಾರೆ. ವೇದವ್ಯಾಸರು ಸಮನ್ವಯ ಮಾಡಿಕೊಳ್ತಿದ್ರು. ಉಳಿದವರಲ್ಲಿ ಏನು ಮಾಡಿಬಿಟ್ರು ಗೊತ್ತಾ? ಬಾದರಿ ಬಸವನ್ನು ಖಂಡನೆ ಮಾಡ್ತಾರೆ ವೇದವ್ಯಾಸರು. ಜೈಮಿನಂತೆ ಖಂಡನೆ ಮಾಡ್ತಾರೆ ಅಂತ ಬರೆದಿದ್ರು ಬೇರೆ ಭಾಷೆಕಾರ. ಹತ್ತಾರು ಸತ್ತು ಬರ್ತಾರೆ ರೆಫರೆನ್ಸ್ಗಳು ಎಲ್ಲ ಕಡೆ ಹಾಗೆ ಬರೀತಾರೆ. ಅಷ್ಟೇ ಪ್ರತಿ ಸತ್ಯ ಬರೀತಾರೆ, ಖಂಡನೆ ಮಾಡೋದಿಲ್ಲ. ಶಿಷ್ಯರು ಪ್ರಖ್ಯಾತಿಗೋಸ್ಕರವಾಗಿ ಅವ್ರ ಮಾತು ಸರಿ ಅಂತ ಹೇಳ್ತಾ ಅವ್ರು ಸಮಗ್ರ ಅಲ್ಲ, ತಪ್ಪಲ್ಲ, ಸಮಗ್ರರಲ್ಲ ಬೇರೆ ತಪ್ಪಲ್ಲದೆ. ಅದು ತಪ್ಪು ಹೇಳಿದ್ದಾರೆ ಅಂತ ಅವ್ರು ಹೇಳ್ತಾರೆ. ತಪ್ಪು ಹೇಳಿಲ್ಲ, ಒಂದು ಭಾಗ ಮಾತ್ರ ಹೇಳಿದ್ದ. ಪ್ರತಿ ಕಾಲಂಬರ ಬಗ್ಗೆ ಮಾತ್ರ ಬಾದರಿಗಳು ಹೇಳಿದರು, ಅಪ್ರತಿ ಕಾಲಂಬರ ಮಾತ್ರ ಜೈಮಿನಿಗಳು ಹೇಳಿದರು. ವೇದವ್ಯಾಸ ಎರಡು ಸೇರಿ ಹೇಳಿದರು. ಅತ್ತವರು ತಪ್ಪು ಹೇಳಿಲ್ಲ ವೇದವ್ಯಾಸ. ಹೋಗ್ಲಿ ಬಿಡಿ, ಸುಮ್ಮನೆ ಹೆಸರ ಕೆಡ್ತೀರಿ ಅಂದರೆ ಶಿಷ್ಯರಿಗೆ ಕೀರ್ತಿ ಕೊಡಬೇಕು ಅಂತ ಮಾಡಿದರು. ತಮ್ಮ ಶಿಷ್ಯರಿಗೆ ಕೀರ್ತಿ ಕೊಡಬೇಕು ಅಂತೇಳಿ ಮಾಡಿ ಅವ್ರು ಬರೆದ್ರೆ ಕೀರ್ತಿ ಕೊಡಲಿಕ್ಕೆ. ಇವರು ಅಪಕೀರ್ತಿ ಕೊಡೋಕ್ಕಿಂತ ಅರ್ಥ ಬರೋದು, ಅಪಭಾಷೆ ಆಗಲಿ ದುರ್ಭಾಷೆ ಅಂತ ಅದಕ್ಕೆ ಕರೆದಿದೆ. ವೇದವ್ಯಾಸರ ಭಾವ ಅರ್ಥ ಆಗಲಿಲ್ಲ ಅವರಿಗೆ. ಯಾಕೆಂದ್ರೆ ಅವರು ಅನದೇವರ ಬಗ್ಗೆ ಅರ್ಥ ಆಗ್ತದೆ ಹೊರತು ದೇವರ ಭಾವ ಇದ್ರೇನು ಯಾಕೆ ಅರ್ಥ ಆಗ್ತದೆ? ಅರ್ಥ ಆಗಲು ಸಾಧ್ಯನೇ ಇಲ್ಲ. ಯಾದ್ಯುತ್ತಮ ನರೋ ಖ್ಯಾದ್ಯಾಹ ಸತ್ಯಲೋಕ ಹೋಗ್ತಾರೆ. ಮುಕ್ತಿಯೊಳಗೆ ಅಮುಕ್ತ ಸ್ಥಾನ ಅಂತ ಇರ್ತದೆ, ಅಲ್ಲಿ ಹೋಗ್ತಾರೆ. ಹೌದು ಹೌದು. ಆಮೇಲೆ ಏನ್ ಮಾಡ್ತಾರೆ, ಪರಕಾಲ ಬ್ರಹ್ಮದೇವರು ಮೋಕ್ಷಕ್ಕೆ ಹೊರಟಾಗ ಬ್ರಹ್ಮದೇವರ ಮುಂದೆ ಇವರು ಹೊರಟು ಅವ್ರು ಜಾಯಿನ್ ಆಗ್ತಾರೆ. ಬ್ರಹ್ಮ ಸತ್ಯಲೋಕದಲ್ಲಿ ಇವರು ಹೊರಡ್ತಾರೆ ಇವರು ಸಮೇತ. ಆಮೇಲೆ ಅವ್ರು ಜಾಯಿನ್ ಆಗ್ತಾರೆ. ಅವ್ರು ವಿದ್ಯಾನಂದ ಸ್ಥಾನ ಒಟ್ಟಿಗೆ ಮಾಡಿ ಅಲ್ಲಿಂದ ಮುಕ್ತಿ ಹೋಗ್ತಾರೆ. ಗೊತ್ತಾಯ್ತಾ? ಈಗ ಎಷ್ಟೇ ನೀವು ಅರ್ಜೆಂಟ್ ಬಂದರೂ ಕೂಡ ಅವ್ರನ್ನ ಬಿಟ್ಟು ಬ್ರಹ್ಮದೇವರು ಬಿಡಕ್ಕೆ ಸಾಧ್ಯ ಇದೆ. ಬ್ರಹ್ಮದೇವರೇ ಮುಂದೆ ಹೋಗೋದು ಮೊದಲು. ಅವ್ರು ಹಿಂದೆ ಫಾಲೋ ಮಾಡ್ತಾರೆ. ಅಷ್ಟು ದಿವಸ ಏನು ಡಿಫ್ರೆನ್ಸ್ ಅಂದರೆ, ಸತ್ಯಲೋಕದಲ್ಲಿ ಅವರು ವಾಸ ಮಾಡ್ಕೊಂಡಿದ್ರು, ಇವರು ಒಂದು ಸ್ಥಾನದಲ್ಲಿ ಇದ್ದಾರೆ. ಅಷ್ಟೇ ವ್ಯತ್ಯಾಸ, ಬೇರೆ ಅಲ್ಲ. ಇಬ್ಬರಿಗೂ ಬಂಗಾಗಲಾಗಲೇನೆ, ಇನ್ನೂ ಬಂಗಾಗಿಲ್ಲ ಅವರಿಗೆ. ಬಂಗಾಗಲಾಗಲೇನೆ, ಸ್ವರೂಪ ಆನಂದ ಇಲ್ಲ, ಬಟ್ ಒಳ್ಳೆ ಆನಂದ ಇದೆ. ಬೇಕಾದ ಸ್ಥಾನಂದ ಇದೆ, ಗೊತ್ತಾಯ್ತು? ಬೇಕಾದ ಆನಂದ ಇದೆ. ಸೊ ಪೂರ್ಣಾನಂದ ಬರೋದು ಮೋಕ್ಷಕ್ಕೆ ಹೋದ್ರೆ ಲಿಂಗದೇಹ ಅಡ್ಡಿಯಾಗಿರ್ತದೆ. ಅತ್ಯರಾಜಿಪಥ ವಾಯುಂ ಪ್ರಾಪ್ಯತೆ ನ ಜನಾರ್ದನಂ. ಇಲ್ಲಿ ತಪಾಸೆ ಅಂದರೆ ಈ ವಿಂಡೋ ಸೀಟು ಬೇರೆ ಸಿಕ್ಕಿದ್ದಾಗ ಅಷ್ಟೇ ವ್ಯತ್ಯಾಸ. ವಿಂಡೋ ಸೀಟ್ ಸಿಕ್ಕೊಂಡು ಖುಷಿ ಕೊಡೋದು, ಎಲ್ಲಿ ಸೀಟ್ ಸಿಕ್ಕರು ಹೋಗೋದು ಒಟ್ಟಿಗೆ. ಗೊತ್ತಾಯ್ತು? ವಿಂಡೋ ಸೀಟ್ಗಳು ಜಗಳ ಆಗ್ತಿರ್ತಾರೆ ಆ ಕಡೆ ಈ ಕಡೆಗೆ. ಅವ್ನು ಬಸ್ ಹೋಗೋದು ಮಾತ್ರ ರೈಲ್ವೆ ಕೂತ ಮೇಲೆ, ಗೊತ್ತಾಯ್ತಿಲ್ಲ? ಎಲ್ಲ ಬೋರ್ಡ್ ಹತ್ತಿರ್ತಾರೆ ಬಸ್, ಎಲ್ಲರೂ ಕೂಡ ಪ್ಯಾಸೆಂಜರ್ಸ್ ಅಲ್ಲ. ಇನ್ನೊಬ್ರು ಸುಮ್ಮನೆ ಕೂತಿರ್ತಾರೆ ಪಕ್ಕದಲ್ಲಿ, ಯಾರೋ ಮಾತಾಡ್ತಿರ್ತಾರೆ. ಬಸ್ ಹೋಗುತ್ತಾ ಇದ್ದಾರೆ, ನಾನೇ ಡ್ರೈವರ್, ಯಾಕೆ ಗೊತ್ತಿರ ಬಿಡ್ತೀನಿ ಅಂತ ಹೇಳ್ತಾರೆ. ಹೌದಲ್ಲ? ಸೊ ಬ್ರಹ್ಮದೇವರು ಬಿಟ್ಟು ಯಾರು ಹೋಗಲಿಕ್ಕೆ ಬರೋದಿಲ್ಲ. ಎಲ್ಲೋದ್ರು ಕೂಡ ಅವರೇ ಕರ್ಕೊಂಡು ಹೋಗ್ಬೇಕೆ ಹೊರತು, ದೇವ್ರ ಬಗ್ಗೆ ಹೇಳೋದು ವಾಯುದೇವರಾಗಿ ಅವರೇ, ಬ್ರಹ್ಮದೇವರು ಕರ್ಕೊಂಡೋಗೋದು ಅವರೇ. ಮತ್ತೆ ಅದು ಎಷ್ಟು ಬ್ರಹ್ಮದೇವರ ಸ್ಥಾನ ಅಂತ ಗೊತ್ತಾಗಿಬಿಟ್ರೆ ಆಗ ವಾಯುದೇವ ಭಕ್ತಿ ಜಾಸ್ತಿ ಆಗಿಬಿಡ್ತದೆ. ಮಾತಾಡೋನೇ ಮಾತಾಡಿಸ್ತೇವೆ ಅಂತ ಶುರು ಮಾತಾಡ್ತೀವಿ. ಅಂತ ಹೇಳಿ ಯಾಂತ್ಯುತ್ತಮಾನರೋಚ್ಯಾಧ್ಯ ಬ್ರಹ್ಮಲೋಕಾ ಸಹ ಗುಣ ಯಥಾ ಸಂಕಲ್ಪ ಭೋಗಾಶ್ಚ ಚಿದಾನಂದ ಶರೀರಿನ ಜಗತ್ಸೃಷ್ಟ್ಯಾದಿ ವಿಷಯ ಮಹಾಸಾಮರ್ಥ್ಯವತಿರುತೆ ಯಥಾ ಸಂಕಲ್ಪ ಭೋಗಾಶ್ಚ ಸಂಕಲ್ಪಾದೇವತ ಶ್ರುತೆ ಎಂಎಂ ಶುಚಿ ಕಾಮಯ ತೀರ್ಥಮತ್ರ ಮಧು ವಿಜಯನ್ ಪಾರಾಯಣ ಮಾಡಿದ್ದೀರಿ ಫಲಾಧ್ಯಾಯ ಹನ್ನೊಂದನೇ ಅಧ್ಯಾಯ ಪೂರ್ತಿ ಏನದು ಫಲಾಧ್ಯಾಯ ಹೇಗಿರ್ತದೆ ಅಂದರೆ ವೈಕುಂಠವನ್ನೇ ಬಂದಿರೋದ್ರಿಂದ ಮತ್ತೆ ಹೇಳೋ ಕಾರಣ ಇಲ್ಲೇ ಇಲ್ಲ. ಚಿದಾನಂದ ಶರೀರಿನ ಚಿತ್ ಜ್ಞಾನ ಆನಂದ ಜ್ಞಾನಾನಂದ ದೇಹ ಅವರಿಗೆ ಜಗತ್ ಸೃಷ್ಟ್ಯಾದಿ ವಿಷಯ ಜಗದ್ ವ್ಯಾಪಾರ ವರ್ಜ್ಯ ಮಹಾಸಾಮರ್ಥ್ಯ ಮತ್ತು ಋತೆ ಯಥೇಷ್ಟ ಶಕ್ತಿವಂತ ಸ್ವಾಭಾವಿಕೋತ್ತಮನ್ ಅದಕ್ಕೆ ಅನನ್ಯಾಧಿಪತಿಶ್ಚ ಅನನ್ಯಾಧಿಪತಿ ಆಗ್ತದೆ ಅಪತಿ ಆಗೋದಿಲ್ಲ ಸೀತೆ ಬರೀತಾರೆ ಯಾರು ಪತಿಗಳೇ ಇಲ್ಲ ಅಂತಾಗಿದ್ರೆ ಅಪತಿಶ್ಚ ಅಂತ ಸೂತ್ರ ಇತ್ತು ಅದಕ್ಕೆ ಅನನ್ಯಾಧಿಪತಿ ಅಂತಿರೋದ್ರಿಂದ ಅವರೇನು ವಿನಾ ಸ್ವಾಭಾವಿಕೋತ್ತಮನ್ ಅನನ್ಯವಶಗಾಶ್ಚೈವ ಅನ್ಯವಶಗಾಹ ನಭವಂತಿ ಅನನ್ಯವಶಗಾಹ ಕಿಂತು ಸೋತ್ತಮ ವಶಃ ವಶಃ ಮೊದಲೇಬೇಕು ನಾವು ವೃದ್ಧಿಹಾಸ ವಿವರ್ಜಿತ ಅಲ್ಲಿ ಹೋದರೆ ಪರರ ವೃದ್ಧಿಹಾಸಗಳಿಲ್ಲ ದುಃಖಾದಿರಹಿತ ನಿತ್ಯಂ ಮೋದಂತೆ ಅವಿರತಂ ಸುಖಂ ದುಃಖಾದಿಗಳ ಹೆಸರು ಅವರಿಗಿಲ್ಲ ನಿತ್ಯಂ ಮೋದಂತೆ ಅವಿರತಂ ಸುಖಂ ಅವಿರತಂ ಅಂದರೆ ಅನವರತ ಯಾವಾಗಲೂ ಕೂಡ ಪೂರ್ಣ ಪ್ರಜ್ಞೇನ ಮುನಿನ ಸರ್ವಶಾಸ್ತ್ರಾರ್ಥ ಸಂಗ್ರಹ ಕೃತೋಯಂ ಪ್ರಿಯತಾಂ ತೇನ ಪರಮಾತ್ಮಾರಮಾಪತಿ ಪೂರ್ಣ ಪ್ರಜ್ಞೇನ ಮುನಿನ ಸರ್ವಶಾಸ್ತ್ರಾರ್ಥ ಸಂಗ್ರಹ ಕೃತೋ ಅಯಂ ಪ್ರಿಯತಾಂ ತೇನ ಪರಮಾತ್ಮಾರಮಾಪತಿ ಬರೆದಿದ್ದಾರು ಅಂದರೆ ಪೂರ್ಣ ಪ್ರಜ್ಞೇನ ಮುನಿನ ಸರ್ವಶಾಸ್ತ್ರಾರ್ಥ ಸಂಗ್ರಹ ಕೃತ ಇದಕ್ಕೆ ಹೆಸರು ಸರ್ವಶಾಸ್ತ್ರಾರ್ಥ ಸಂಗ್ರಹ ಅಂತ ಹೇಳ್ತಾರೆ. ಬ್ರಹ್ಮಸೂತ್ರಗಳೇನವು ಸಮಸ್ತ ಶಾಸ್ತ್ರಾರ್ಥ ನಿರ್ಣಯಾತ್ಮಕಂ ಚಕ್ರೇ ಮಹಾಭಾರತ ನಾಮಧೇಯಂ ಅಂತ ಹೇಳಿದರು. ಇಲ್ಲಿ ವಿನಿರ್ಣಯೋ ನಾಶ್ಯಮುನಾ ವಿನಾಯತ್ ಅಂತ ಬ್ರಹ್ಮಸೂತ್ರ ಕೇಳ್ತಾರೆ. ಆದ್ದರಿಂದ ಸರ್ವಶಾಸ್ತ್ರಾರ್ಥ ನಿರ್ಣಯ ಅಂದರೂ ಒಂದೇ, ಬ್ರಹ್ಮಸೂತ್ರ ನಿರ್ಣಯ ಅಂದರೂ ಒಂದೇ, ಭಾಷ್ಯ ಅಂದರೂ ಒಂದೇ, ಅದು ಸಂಗ್ರಹ, ಸರ್ವಶಾಸ್ತ್ರಾರ್ಥ ಸಂಗ್ರಹ ಅದನ್ನು ಮಾಡಿದ್ದೇನೆ. ಯಾರು ಪೂರ್ಣ ಪ್ರಜ್ಞೆಯ ಮುನಿನ, ಯಾರು ಅಂದರೆ ಪೂರ್ಣ ಪ್ರಜ್ಞೆ ಸಂಸ್ಥೆ ಹೇಳಿಕೊಂಡು ನಾ ಯಾರು ಅಂದರೆ ಪೂರ್ಣ ಪ್ರಜ್ಞೇನ, ಪೂರ್ಣ ಪ್ರಜ್ಞ ಇನಃ ಎಷ್ಟು ಸಹ ಪೂರ್ಣ ಪ್ರಜ್ಞೇನ, ಪೂರ್ಣ ಪ್ರಜ್ಞೇನ, ಪೂರ್ಣ ಪ್ರಜ್ಞ ಇನಃ ಪೂರ್ಣ ಪ್ರಜ್ಞೆ ವೇದವ್ಯಾಸರು ಅವರು ನನಗೆ ಸ್ವಾಮಿ ಗೊತ್ತಾಯ್ತಾ. ಅಂಥ ಮುನಿಯಾದ ನಾನು ಹೇಳಿದ್ದೇನೆ, ವೇದವ್ಯಾಸಕ್ಕೆ ಬಿಡೋದಿಲ್ಲ ಅವರು. ಪೂರ್ಣ ಪ್ರಜ್ಞೆಯೇ ಇನ ಇನ ಅಂದರೆ ಸ್ವಾಮಿ ಭೀಮಸೇನ ಅಂತ ಹೆಸರು ಬಂದಿದೆ ಅಲ್ಲಿ. ಭೀಮಸೇನ ಪೂರ್ಣ ಪ್ರಜ್ಞೇನ, ಪೂರ್ಣ ಪ್ರಜ್ಞೆ ಸರಿಯಾಗಿ ಅರ್ಥ. ಭೀಮಶ್ಚಾಸೋ ಸೇನಶ್ಚ ಇನೇನ ವಿಷ್ಣುನಾ ಸಹ ವರ್ತದೆ ಸೇನಃ ಅಂತ ಅರ್ಥ ಮಾಡಿದ್ದಾರೆ. ಇಲ್ಲಿ ಇನ ಅಂದರೆ ಸ್ವಾಮಿಯಾದಂತಹ ವಿಷ್ಣುವಿನೊಂದಿಗೆ, ಪೂರ್ಣ ಪ್ರಜ್ಞೆ ವಿಷ್ಣುವಿನೊಂದಿಗೆ, ವೇದವ್ಯಾಸರೊಂದಿಗೆ ಇರತಕ್ಕಂತಹ ನಾವು ಸರ್ವಶಾಸ್ತ್ರ ಸಂಗ್ರಹವನ್ನು ಕೃತಃ ಮಾಡಲ್ಪಟ್ಟಿತ್ತು. ದೇವರು ಮಾಡಿಸ್ತ ಅಂತ ಅರ್ಥ. ಪ್ಯಾಸಿವ್ ಹೇಳಿಬಿಡ್ತಾರೆ, ನಾನು ಮಾಡಿದೆ ಅಂತ ಹೇಳೋದಿಲ್ಲ, ದೇವರು ಮಾಡಿಸಿದ್ರಂತೆ. ಪ್ರಿಯತಾಮ ತೇನ ಪರಮಾತ್ಮ ರಮಾಪತಿ, ಅವರು ಮಾಡಿಸಿದ್ರಿಂದ ಅವರು ಪ್ರೀತರಾಗ. ಪರಮಾತ್ಮ ರಮಾಪತಿಗೆ ಪ್ರಿಯತಾಮ ನಮೋ ನಮೋ ಅಶೇಷ ದೋಷ ದೂರ ಪೂರ್ಣ ಗುಣಾತ್ಮನೇ ವಿಧಿಂತಿ ಸರ್ವಪೂರ್ವೇದ್ಯ ವಂದ್ಯಾಯ ಶ್ರೀವರಾಯತೆ. ನಮೋ ನಮಃ ಅಶೇಷ ದೋಷ ದೂರ ಪೂರ್ಣ ಗುಣಾತ್ಮನೇ ವಿಧಿಂತಿ ಸರ್ವಪೂರ್ವೇದ್ಯ ವಂದ್ಯಾಯ ಶ್ರೀವರಾಯತೆ. ಹೇ ಶ್ರೀ ಹೇ ವಿಧಿಂತಿ ಸರ್ವಪೂರ್ವೇದ್ಯ ಬ್ರಹ್ಮರುದ್ರಾದಿ ವಂದ್ಯ ತೇ ನಮಃ ನಮಃ, ನಿನ್ನ ನಮಸ್ಕಾರ ನಮಸ್ಕಾರ ತೇ ನಿನಗೆ ನಮಸ್ಕಾರ ನಮಸ್ಕಾರ. ವಾಜರಾಜ ಸ್ವಾಮಿಗಳು ಮಹಾಭಾರತಾಪ್ತನಲ್ಲಿ ಮೊದಲ ಶ್ಲೋಕ ಬರೀಬೇಕಾದ್ರೆ ವಿತತಾಯ ನಮೋ ನಮಸ್ತೆ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿತತಾಯ ನಮೋ ನಮಸ್ತೆ ತೇ ಅಂತ ಯಾರಿಗೆ ಅಂತಾರೆ? ಎದುರಿಗಿದ್ದವರು. ದೇವರು ಸದಾ ನೋಡ್ತಾರೆ ವಾಯುದೇವರಾದ್ದರಿಂದ ತೇ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ತೇ ಶಬ್ದ ಒಳ್ಳೆ ಕೃತ್ಯ ಅದು. ದೂರ ಇದ್ದವರು ಅವರು ಕರೀರಿ ಅಂತಾರೆ, ಎದುರಿಗಿದ್ದರೆ ನೀವು ಬನ್ನಿ ಅಂತ ಕರೀರಿ, ನೀವು ಬನ್ನಿ ಅವರನ್ನು ಕರೀರಿ, ಪರೋಕ್ಷ ಅಪರೋಕ್ಷ ಅದಕ್ಕೆ ತೇ ಅಂತ ಹೇಳಿದ್ದಾರೆ. ಅಶೇಷ ದೋಷ ದೂರ ಪೂರ್ಣ ಗುಣಾತ್ಮನೇ ವಿರಿಂಚಿ ಸರ್ವಪೂರ್ವೇದ್ಯ, ಹೇ ವಿರಿಂಚಿ ಸರ್ವಪೂರ್ವೇದ್ಯ ವಂದ್ಯಾಯ ಶ್ರೀವರಾಯ ತೇ ನಮಃ ನಮಃ. ಅದು ಜ್ಞಾನ ಭಕ್ತಿ ಎರಡು ಇರಬೇಕು ಅಂತೇಳಿ ನಮಃ ನಮಃ ಅಂತ ವಿಸರ್ಸಿರ್ತಾನೆ. ಮತ್ತೆ ಪರೋಕ್ಷವೂ ನಮಃ ಅಪರೋಕ್ಷವೂ ನಮಃ. ಆಚಾರ್ಯರು ತೇ ಅಂದರು, ಮತ್ತೆ ಹೇಳ್ತಾರೆ ವರಾಯ ಅಂತ ಹಾಗೂ ಹೇಳಬೇಕು ಅಂದರೆ ಆಚಾರ್ಯರಿಗೆ ಸದಾ ಪ್ರತ್ಯಕ್ಷ. ಅಪ್ರತ್ಯಕ್ಷವಾದ ಭಾಗವೂ ಇದೆ ಪರವರಿಗೆ, ಜೊತೆ ಪೂರ್ತಿ ನೋಡೋದಿಲ್ಲ. ಅದರಿಂದಾಗಿನೇ ಆತೆಯ ತಸ್ಮೈ ಚತುರ್ಥಿ ಆತೆಗೆ ತೇ ನಿನಗೆ ಚಂದ್ರರೂಪಕ್ಕೆ ತಸ್ಮೈ ಕಾಲದೇ ರೂಪದ ಬಹಳಷ್ಟು ಉಂಟಾದ್ರಿಂದಾಗಿನೇ ಅದಕ್ಕೂ ನಮಸ್ಕಾರ ಇದಕ್ಕೂ ನಮಸ್ಕಾರ ಅಂತ ಹೇಳಿದರು. ನಮಗೆ ಚಂದ್ರ ಈ ಕಡೆಯಿಂದ ಕಾಣ್ತಾರೆ, ಆ ಕಡೆಯಿಂದ ಕಾಣೋದಿಲ್ಲ ಯಾವಾಗಲೂ ಕೂಡ, ಗೊತ್ತಾಯ್ತು? ಈ ಕಡೆಯಿಂದ ಕಾಣ್ತಾರೆ, ಆ ಕಡೆ ಭಾಗ ತೋಟು ಹೀಗೆ ಚಂದ್ರ ತಿರುಗ್ತಾನಾದ್ರಿಂದ ಹಿಂದಕ್ಕೆ ಕಾಣೋದಿಲ್ಲ ಅಂದರೆ ಚಂದ್ರ ದುಂಡಿದ್ರು ಕೂಡ. ಅದಕ್ಕೆ ವಾಯುದೇವರು ಎರಡೂ ಹೇಳ್ಬಿಟ್ರು, ನಮಃ ಪ್ರತ್ಯಕ್ಷಾಯ ಅಪ್ರತ್ಯಕ್ಷಾಯ ಚ ನಮೋ ನಮಃ. ಅಶೇಷ ದೋಷ ದೂರ ಪೂರ್ಣ ಗುಣಾತ್ಮನೇ, ಅಶೇಷ ದೋಷ ದೂರ ಚಾಸೋ ಪೂರ್ಣ ಗುಣಾತ್ಮ ಚ. ಅಶೇಷ ದೋಷ ದೂರನು ಕೂಡಗುಣ ಸ್ವರೂಪನು ಆತ್ಮ ಅಂತ ಹೇಳಿದ್ರಿಂದ ಸ್ವಾಭಾವಿಕ ಪರಾಶ್ಚ ಶಕ್ತಿಗೆ ವಿವಿಧ ಶ್ರೂಯತೆ ಸ್ವಾಭಾವಿಕ ಜ್ಞಾನ ಬಲ ಕ್ರಿಯಾ ಸ್ವರೂಪಭೂತವಾದಂತಹ ನಿರ್ದೋಷತ್ವ ಗುಣಪೂರ್ಣತ್ವ ಹೊಂದಿದ ದೇವರನಿಗೆ ಶ್ರೀವರ ಅಂತ ಹೇಳಿದ್ರಿಂದ ಶ್ರೀಯಸ್ಪತ್ತೆ ನಿತ್ಯಾಗಣಿತ ಗುಣ ಮಾಣಿಕ್ಯ ವಿಷದ ಪ್ರಭಾವ ಬಂದಿದೆ ಶ್ರೀಯಸ್ತಕಾಶಾತ್ ವರ ಅಷ್ಟೇ ಅಷ್ಟೇ ಆ ರೀತಿ ಅರ್ಥ ನಮಗೆ ಶ್ರೀನೇ ವರ ಆಗಿಬಿಟ್ರೆ ಬಂದಿತ್ತೆ ಆಗುತ್ತೆ ಶ್ರೀವರ ಆಗಬಾರದು ಶ್ರೀವರ ವರ ಆಗಬೇಕು ಅಷ್ಟೇ ಶ್ರೀವರಾಯ ತೇ ನಮಃ ಇತಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀ ಬ್ರಹ್ಮಸೂತ್ರಾನುಭಾಷ್ಯೆ ಚತುರ್ಥಾಧ್ಯಾಯ ಇತಿ ಬ್ರಹ್ಮಸೂತ್ರ ಅನುಭಾಷ್ಯಂ ಒಂದು ಘಟ್ಟ ಮುಗಿತು ಬ್ರಹ್ಮಸೂತ್ರ ಭಾಷ್ಯ ಕೋಸ್ತರ ಶುರುವಾಗಿತ್ತು ಈ ಸತ್ಯ ಮುಗಿತು ಆಚಾರ ಒಂದು ಸತ್ಯ ಮುಗಿಸಲು ಬಿಡಲಿಲ್ಲ ಇನ್ನೊಂದು ಸತ್ಯ ಪಾದಕ್ಕೆ ಬಂದು ಆಗ ಮಾಡಿದ್ರೆ ಇವರೆ ಗಡಿಬಡಿಯಲ್ಲಿ ಮುಂದೋಗ್ತಾ ಇತ್ತು ಬಹಳ ವಿಸ್ತಾರವಾಗಿ ಸತ್ಯ ಹೆಚ್ಚು ವಿಸ್ತಾರ ಆಗ ಹಾಗೆ ಬಹಳ ವಿಸ್ತಾರ ಬಹಳ ವಿಸ್ತಾರ ಅಲ್ಲ ಅದಕ್ಕಿಂತ ಸ್ವಲ್ಪ ವಿಸ್ತಾರವಾಗಿ ಇದಕ್ಕೆ ಸಾಧ್ಯವಾಯಿತು ಅದು ಮಂಗಳ ಅಂದರೆ ಅನುಭಾಷ್ಯನ ಮುಗಿತು ಜೊತೆಗೆ ಅನುಭಾಷ್ಯ ಓದಿದ್ದರಿಂದ ಭಾಷ್ಯದ ಮಂಗಳವಾಯಿತು ಅನುಭಾಷ್ಯ ಗ್ರಂಥನ ಮುಗಿತು ಈ ಎರಡು ಮುಗಿದಿದೆ ಇದಕ್ಕೆಲ್ಲ ಮುಖ್ಯವಾಗಿ ಶ್ರೀಗಳ ಪರಮಾನುಗ್ರಹ ಕಾರಣ ಅವರು ಪಾದಕ ಕ್ಷೇತ್ರ ದಲ್ಲಿ ತಾಮಗಳಿದ್ದಾರೆ ಅಂದ ತಕ್ಷಣ ಅದು ವರ್ಷಸ್ ಬೇರೆ ಆಗಿಬಿಡುತ್ತೆ ಯಾವಾಗ ಕೂಡ ಮನೆ ಮುಖ್ಯಸ್ಥರಿದ್ದಾರೆ ಅಂದ ವರ್ಷ ಬೇರೆ ಇಲ್ಲದೆ ಹೋದರೆ ಎಂಬ ಪ್ರಶ್ನೆನೇ ಬೇರೆ ಆಗ್ತದೆ ನಚಿಕೇತ ಹೋದ ಯಮದೇವ್ರ ಬಂದು ಕಾದು ಬಿಟ್ಕೊಂಡ್ಬಿಟ್ಟು ಹಾಗೆ ಯಮದೇವ್ರ ಬರೋದು ಕಾದು ಬಿಟ್ಟ ಅದಕ್ಕೆ ಅವ್ರಿಗೆ ಹೆಂಡತಿ ಮಾಡಿದರೆ ಬೇಡ ಯಜಮಾನರು ಬರಲಿ ಅಂತ ಕಾದು ಬಿಟ್ಕೊಂಡ ಅದಕ್ಕೆ ತಮ್ಮ ಪ್ರಸಂಗ ದೇವರು ತರಲಿಲ್ಲ ಸ್ವಾಮಿ ಯಾವುದನ್ನೇ ಕೂರಿಸಿಬಿಟ್ಟಿದ್ದಾರೆ ಆದ್ದರಿಂದ ನಿಶ್ಚಿಂತೆಯ ಪಾದಕ ಕ್ಷೇತ್ರದಲ್ಲಿ ಕಾರ್ಯಕ್ರಮ ನಮಗೆ ಸಾಧ್ಯವಾಯಿತು ಪಾದಕ ಕ್ಷೇತ್ರದ ಬಗ್ಗೆ ಹೇಳಿ ಸಾಕಷ್ಟು ಹೇಳಿದೆ ಇಂಥ ಕ್ಷೇತ್ರನೇ ಮತ್ತೊಂದಿಲ್ಲ ತಿಳ್ಕೊಂಬಿಡಿ ಉಡುಪಿಗೆ ಹೋಗೋದು ಬಿಟ್ಟರೆ ಪರವಾಗಿಲ್ಲ ಪಾದಕ ಕ್ಷೇತ್ರ ಬಿಡಬಾರ್ದು ಇಂದ ಹೇಳೋದಾದರೆ ಉಡುಪಿಗಿಂತ ಪಾದಕ ಕ್ಷೇತ್ರ ಬೇಡ ಮುಕುಂದ ಭಕ್ತಿ ಗುರುಭಕ್ತಿ ಜಾಯ ಆದ್ದರಿಂದ ಇಲ್ಲಿ ಬಂದರೆ ವಾದ್ಯ ಅವರೇ ಕಲಿಸ್ಕೊಡ್ತಾರೆ ಅದು ಯೋಚನೆ ಮಾಡೋ ಪ್ರಸಂಗನೇ ಇಲ್ಲ ಆ ಭಕ್ತಿ ಬಂದರೆ ಬಾಧ್ವ ಉಡುಪಿಗೆ ಹೋದವರನ್ನ ಬಸ್ಸಿಗೆ ಹೋಗ್ತಾರೆ ಅಂತ ಗ್ಯಾರಂಟಿ ಇಲ್ಲ ಪಾದಕಕ್ಕೆ ಬಂದು ಅವ್ರು ಗ್ಯಾರಂಟಿ ಹೋಗ್ತಾರೆ ಅದರಿಂದ ಮುಕುಂದ ಭಕ್ತಿ ಗುರುಭಕ್ತಿ ಜಾಯ ಆದ್ದರಿಂದ ನಮ್ಮ ಕ್ಲೇಮ್ ಅದೇ ಪಾದಕಕ್ಕೆ ಹೋಗಿದ್ದೆ ಅಂತ ಹೇಳಿಕೊಂಡ್ರೆ ಗಮನ ಕೊಡ್ತಾರೆ ಉಡುಪಿಗೆ ಅಂದರೆ ಕೋಟಿ ಜನ ಹೋಗಿದ್ದಾರೆ ಅಂತ ಹೇಳಿಬಿಡ್ತಾರೆ ಅಷ್ಟೇ ಹೊರತು ದೊಡ್ಡದಾಗೋದಿಲ್ಲ ಅಂಥ ಒಂದು ಪಾದಕ ಕ್ಷೇತ್ರದ ಒಂದು ಒಡೆತನ ಪರಮ ಪೂಜ್ಯ ಶ್ರೀಪಾದಗಳು ಕಾಣಿಯೂರು ಮಠಕ್ಕಿದೆ ಶ್ರೀಪಾದಂಗಳವರು ಅವರು ಸಿದ್ಧಿ ಬಹಳ ಅಪೂರ್ವ ಯಾಕೆ ಅಂತ ಕೇಳಿದರೆ ಎಷ್ಟು ಅಭಿವೃದ್ಧಿ ಆಗಿದೆ ಗೊತ್ತಾ ನಿಮಗೆ ಸುಮಾರು ಹತ್ತನ್ನೆರಡು ಪಾದಕ ನೋಡಿಬಿಟ್ಟಿದ್ರೆ ಗಾಬರಿಯಾಗಿರ್ತಿತ್ತು ಅಂಥ ವಾತಾವರಣ ಇದೆ ಈಗ ನೋಡಿದರೆ ಎಲ್ಲ ಹಚ್ಚ ಹಸುದು ಹಳೆ ಥರ ಬಿಟ್ಟಿಲ್ಲ ಮತ್ತೆ ಹಳೆ ವಾತಾವರಣ ಹಾಗೇ ಇದೆ ಒಳ್ಳೆ ಹೊಸ ಕಾಂತಿ ಬಂದುಬಿಟ್ಟಿದೆ ಅದಕ್ಕೂ ದೃಷ್ಟಿಯಿಂದ ಒಂದು ಈಗ ಭಾಳ ಹೆಮ್ಮೆ ಪಡೋದು ಆಚಾರ ಕ್ಷೇತ್ರ ಎಷ್ಟು ಬುದ್ಧ ಬಂದರೂ ಕೂಡ ಅವ್ರ ಮುಂದೆ ನಾವು ಮುಂದೆ ಬಂದಾಗ ಲೆಕ್ಕ ನೆನಪಿರೋದು ನಾವು ಮುಂದೆ ಬರಬೇಕು ಅಂದರೆ ಆಚಾರ್ಯ ಸೇವೆ ಸಲ್ಲಿಸಿದರು ಅದಕ್ಕಿಂತ ದೊಡ್ಡ ಅವಕಾಶ ಜನರಲ್ಲಿ ಸಿಗೋದಿಲ್ಲ ಇವತ್ತು ದೇವರಿಗೆ ದೇವರೇ ಇಟ್ಟ ಮುಟ್ಟೋದಿಲ್ಲ ಅಂತ ಯಾವುದು ಭಾರತೀಯರು ಮುಖ್ಯ ಪ್ರಾಣ ಅಂತಕ್ಕಂಥದ್ದನ್ನು ಕೊಡಬೇಕಾದ್ರಿಂದ ಪಾದಕದಲ್ಲಿ ನಾವು ಏನು ಕಡಿತೇವೆ ಇಲ್ಲಿ ನಿಜವಾಗ್ಲೂ ಹೇಳಿ ಹೇಳ್ತೇನೆ ಕಾಲಿಯಲ್ಲಿ ಓಡಾಡೋ ಜಾಗ ಅಲ್ಲ ಇದೆ ನಿಜವಾಗ್ಲೂ ತಲೆಯಲ್ಲಿ ಓಡಾಡಬೇಕಷ್ಟೇ ಹೊರತು ನಮಗೆ ಆಗೋದಿಲ್ಲ ಅಂತ ಕಾಲಿಯಲ್ಲಿ ಓಡಾಡಬೇಕಷ್ಟೇ ಅಂತ ಪವಿತ್ರ ಅಂದರೆ ಅತ್ಯಂತ ಪವಿತ್ರವಾದ ಸ್ಥಳ ಇದು ಎಷ್ಟು ವರ್ಷ ಆಚಾರ್ಯ ಓಡಾಡಿದ್ದಾರೆ ವಿಷ್ಣು ತೀರ್ಥರು ಅವತಾರ ಮಾಡಿದ ಸ್ಥಳ ಜೊತೆಗೆ ವಿಷ್ಣು ತೀರ್ಥ ಸನ್ಯಾಸವಾದ ಸ್ಥಳ ಆಚಾರ್ಯ ಸಂಧ್ಯಾವನ್ನೇ ಮಾಡಿದ್ದು ಪೂಜೆ ಮಾಡಿದ್ದು ಉದ್ಮಾರ ಬಾಲ್ಯದೇ ತೋರಿಸಿದ್ದು ನೆನೆಸ್ಕೊಂಡ್ರೆ ಬದ್ಧವಿದ್ಯೆ ಇಲ್ಲಿ ಇದ್ದಾಗ ನಾವು ಪ್ರಾಕ್ಟಿಕಲ್ ಆಗಿ ಅಲ್ಲಿ ಹುಟ್ಟಿದ್ರು ಅಂತೇಳಿ ಬೇರೆ ಕಡೆ ಹೇಳ್ತೇವೆ ಇಲ್ಲೇ ಹುಟ್ಟಿದ್ರೆ ಅಂತ ನಾವು ಇಲ್ಲಿ ಹೇಳ್ತೀವಿ ಇಲ್ಲಿ ಬಂದಾಗ ಇಲ್ಲೇ ಪ್ರತಿಯೊಂದು ಕೂಡ ಅಂತ ಒಂದು ಪವಿತ್ರವಾದ ಸ್ಥಳದಲ್ಲಿ ನಾವಿದ್ದೇವೆ ನಿಜವಾದ ಅರ್ಥದಲ್ಲಿ ನ್ಯಾಯವರಣ ಮುಗಿಬೇಕಾಗಿತ್ತು ಮುಗಿಸ್ಲಿಲ್ಲ ಆಚಾರ್ಯ ಮತ್ತೆ ಬನ್ನಿ ಅಂತ ಆಚಾರ್ಯ ಏನು ಮಾಡಿಬಿಟ್ಟಿದ್ದಾರೆ ಇನ್ನೊಂದ್ಸರ್ತಿ ಬರಬೇಕು ಮೈಸೂರು ಬೇಡ ಅಂತ ಹೇಳಿಬಿಟ್ಟು ಇನ್ನು ಹಾಗೆ ಉಳ್ಕೊಂಡಿದೆ ಅದು ಎಷ್ಟು ಉಳ್ಕೊಂಡ್ರು ನಮಗೆ ಸಾರ್ಥಕ ಇದು ಗುಣ ಹೊರತು ದೋಷ ಅಲ್ಲ ಇಲ್ಲಿ ಉಳ್ಕೊಂಡ್ರೆ ಗುಣ ಹೊರತು ದೋಷ ಆಗೋದಿಲ್ಲ ಮತ್ತು ಜೊತೆಗೆ ಅತ್ಯಂತ ಅಪೂರ್ವವಾದ ರೀತಿಯಲ್ಲಿ ಇವೆಲ್ಲ ಪರಮಪೂಜ್ಯ ಶ್ರೀಪಾದರ ಬಗ್ಗೆ ಬಹಳ ಜನ ಗಮನಿಸಿರಬೇಕು ಚಿಕ್ಕ ವಯಸ್ಸು ಅತ್ಯಂತ ಶ್ರದ್ಧೆಯಿಂದ ವಿಶೇಷ ರೀತಿಯಿಂದ ವಿಶೇಷ ಅಭಿವೃದ್ಧಿ ಮಾಡಲಿಕ್ಕೆ ಹೊರಟಿದ್ದಾರೆ ಇದು ಗುರುಕುಲದ ಸ್ಥಾಪನೆ ದೊಡ್ಡ ಯೋಜನೆ ಇದೆ ಶ್ರೀಗಳವರು ಈಗಾಗಲೇ ಎಂಟತ್ತರ ವಿದ್ಯಾರ್ಥಿಗಳಿದ್ದಾರೆ ಹೆಚ್ಚಾಗಿ ಬೆಳೆಯುವ ಮೂಲ ಸ್ಥಾನದಲ್ಲೇ ಜಗದ್ಗುರುಗಳ ಸ್ಥಾನದಲ್ಲೇ ಗುರುಕುಲ ಇಲ್ಲ ಅಂತ ಹೇಳಿಬಿಟ್ರೆ ದೊಡ್ಡ ಒಂದು ಇದು ಮನಸ್ಸಿಗೆ ಕಳಂಕ ಅನ್ನಿಸ್ತದೆ ಅದು ಶ್ರೀಗಳವರ ಕೊರತೆ ತುಂಬಿಸ್ತಾ ಇದ್ದಾರೆ ಅದಕ್ಕೆ ತಕ್ಕಂತೆ ದೊಡ್ಡ ಅನೇಕ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ ವಿಶೇಷ ರಾತ್ರಿಗಳು ಬೆಳೆದಾಗ ಎಲ್ಲ ಸಮಾಜ ಬೆಳೆಯೋದು ವಿದ್ಯೆಯಿಂದ ಹೊರತು ಎಷ್ಟು ವಿದ್ಯಾವಂತರಿದ್ದಾರೆ ಅನ್ನೋದ್ರ ಮೇಲೆ ಸಮಾಜದ ಅಂತಸ್ತು ಗೊತ್ತಾಗ್ತದೆ ಇವತ್ತು ವಿದ್ಯೆಯಿಂದಾಗಿ ಸಮಾಜ ಅಳಿಬೇಕು ಅಂತ ಕೆಲಸವನ್ನು ಮಾಡ್ತಕ್ಕಂಥ ಪರಮಪೂಜ್ಯ ಶ್ರೀಪಾದಂಗಳವರು ಇಲ್ಲಿ ಸ್ವತಃ ಉಪಸ್ಥಿತರಿದ್ದು ಆದ್ಯಂತಗಳಲ್ಲಿ ಬಂದಿದ್ದಾರೆ ಮದುವೆಸರು ಬಂದರು ಅಂತ್ಯದಲ್ಲೂ ಬಂದಿದ್ದಾರೆ ಆದ್ದರಿಂದ ಮತ್ತೆ ಎಲ್ಲ ಕಾಲಕ್ಕೆ ಇದ್ದೇ ಇದ್ದಾರೆ ನಿನ್ನೂ ಬಂದಿದ್ದರು ಜೊತೆಗೆ ಹೀಗೆ ಆದಾವಂತೇಕೆ ಮಧ್ಯೆ ವಿಷ್ಣು ಸರ್ವತ್ರಗೀಯತೆ ಇದ್ದ ಹಾಗೆ ಶ್ರೀಗಳವರು ನಮ್ಮ ಕಾರ್ಯಕ್ರಮಕ್ಕೆ ಪೂರ್ಣಾನುಗ್ರಹ ಮಾಡಿದ್ದಾರೆ ಅವರ ಬಗ್ಗೆ ಹೆಚ್ಚೇಳೋದಕ್ಕೆ ಸಾಧ್ಯ ಇಲ್ಲ ಒಂದೇ ಮಾತನ್ನು ಹೇಳೋದಾದರೆ ಅವರ ಅನುಗ್ರಹ ಹೀಗೆ ನಮಗೆ ಏಕರೀತಿಯಲ್ಲಿ ಇರಲಿ ಭೂಯಿಷ್ಠ ಅಂತೆ ನಮ್ಮ ಮುಖ್ಯಂ ವಿಧೇಮ ಅಂತ ಹೇಳಿ ಶಾಸ್ತ್ರೋಕ್ತ ಕ್ರಮದಲ್ಲಿ ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಹಸ್ತಾಂಗ ನಮಸ್ಕಾರಗಳನ್ನು ಕೃತಜ್ಞತಾಪೂರ್ವಕ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಅನಂತರ ನೀವೆಲ್ಲ ತುಂಬ ಸಹಕಾರ ಕೊಟ್ಟಿದ್ದೀರಿ ಯಾಕಂದ್ರೆ ಎಲ್ಲಿ ಊರುಗಳು ಎಲ್ಲಿ ಚೆನ್ನಾಗಿ ಬೆಂಗಳೂರು ಮದ್ರಾಸು ಎಲ್ಲೆಲ್ಲೋ ಬಂದುಬಿಟ್ಟಿದ್ದೀರಿ, ಬಾಂಬೆ ಇದರಿಂದ ಗುಲ್ಬರ್ಗ ಎಲ್ಲರ ಕಡೆಯಿಂದ ಬಂದಿದ್ದೀರಿ. ನಿಮಗೆ ಆಚಾರ ಶಾಸ್ತ್ರದಲ್ಲಿರ್ತಕ್ಕಂಥ ಆಸಕ್ತಿ ಎಷ್ಟೊಂದು ಸ್ಪಷ್ಟ ಗೊತ್ತಾಗ್ತಾ ಇದೆ. ಅದಿನ್ನೂ ಹೆಚ್ಚಾಗಬೇಕು, ಆಚಾರ ಗ್ರಂಥವನ್ನು ಹೆಚ್ಚೆಚ್ಚು ಓದಬೇಕು, ಮನೆಯ ಗ್ರಂಥಗಳು ಇರಬೇಕು, ಮಕ್ಕಳು ಉದ್ಧಾರ ಮಾಡಬೇಕು ಅನ್ನೋ ದೀಕ್ಷೆ ಬಂದರೆ ರಾಯ ಹೇಳ್ತಾರೆ ಕನಿಷ್ಠೆ ಕಾರ ಇಷ್ಟೇಚ, ಆ ಒಂದು ದೀಕ್ಷೆ ನಮ್ಮಲ್ಲಿ ಬಂದರೆ ಬಹಳ ಸಾರ್ಥಕವಾಗ್ತದೆ ಅಂತ ಹೇಳ್ತಾ ಆನಂದದ ಮುಂದೆ ನಿಂತುಕೊಂಡು ಪಾವ ಎಲ್ಲರೂ ಯೋಜಕರಾಗಿ ಇಷ್ಟು ಜನ ಒಂದುಗೂಡಿಸಬೇಕು ಹೇಳಬೇಕಂತ ಹೇಳಬೇಕು ಅಂದರೆ ಮದ್ರಾಸಲ್ಲಿ ಸದಮೂಲದ ಯೋಜನೆಯನ್ನು ಅವರು ಶುರು ಮಾಡಿದ್ದೇ ಆನಂದ್ ಅವರು. ಅದಕ್ಕೆ ರಕ್ಷಣೆಯಾಗಿ ನಿಂತವರು ಪೀಡಾವಳ ಶ್ರೀಪಾದಗಳವರು, ಫಲಿವಾರ ಶ್ರೀಪಾದಗಳವರು, ಫಲಿವಾರು ಪೇಜಾವರ ಕಾಡಿನ ಶ್ರೀಪಾದ ಇದು ಸೇರಿದಂತೆ ಕಾಡಿನ ಶ್ರೀಪಾದಗಳವರು. ಹೀಗೆ ಶ್ರೀಪಾದ ತ್ರಯದಿಂದ ಶ್ರವಣ ಮರಣ ಧ್ಯಾನ ಇದ್ದ ಹಾಗೆ ಮೂರು ಜನ ಸ್ವಾಮಿಗಳು ತೀರ್ಥರು ಸೇರಿದ್ದಕ್ಕೆ ಒಳ್ಳೆ ಕಳೆ ಬಂದಿದೆ ಅಂತ ಬಹುಶಃ ಹೊಸ ಯೋಜನೆ ಇದೆ. ಗೃಹಸ್ಥರುಗಳನ್ನು ಚಿಕ್ಕ ವಯಸ್ಸಿನಲ್ಲಿ ಶಾಸ್ತ್ರವನ್ನು ಕಾಗದೇ ಇದ್ದವರಿಗೆ ಶಾಸ್ತ್ರ ಶ್ರವಣ ಮಾಡ್ತಕ್ಕಂಥ ಯೋಗ ಕೊಡೋ ಒಂದು ಯೋಜನೆ ಇದೆಯಲ್ಲ, ಬಹಳ ಒಳ್ಳೆ ಯೋಜನೆ ಅದು. ಇಲ್ಲಿ ಹೋದರೆ ಒಂದು ಗ್ಯಾಪ್ ಉಳ್ಕೊಂಡ್ಬಿಡ್ತಿತ್ತು. ಹಾಗೆ ಆ ಯೋಜನೆಯ ಒಂದು ಫಲಶ್ರುತಿಯನ್ನು ಹಾಗೆ ಒಳ್ಳೆ ವ್ಯವಸ್ಥಿತ 14 ಎಷ್ಟು ವರ್ಷ ಆಯ್ತು ಇರುವಾಗಲೇ 8 ವರ್ಷದಿಂದ ನಡೀತಾ ಇದೆ ಅಂತ ಹೇಳಿದರೆ ಬಹಳಷ್ಟು ಹೆಮ್ಮೆ ಪಡತಕ್ಕಂಥದ್ದು. ಹೊಸ ಒಂದು ಇದು ಹೊಸ ಒಂದು ಅಧ್ಯಯನದ ಪರಂಪರೆ ಸೃಷ್ಟಿಯಾದಾಗಿದೆ. ಅದಕ್ಕೆ ಬಹಳವಾಗಿ ಅಭಿನಂದನೆ ಮಾಡ್ತಾ ಆನಂದ್ ಅವ್ರನ್ನ ವಿಶೇಷ ಅಭಿನಂದನೆ ಮಾಡ್ತಾರೆ. ಕಾರ್ಯ ಇನ್ನೂ ಹೆಚ್ಚಾಗಿ ನಡೆಸಲಿ ಅಂತ ಹೇಳ್ತಾ ಮತ್ತು ಇದೆಲ್ಲ ಕ್ಷೇತ್ರದಲ್ಲಿ ನಿರ್ವಹಣೆ ಬಹಳ ಕಷ್ಟ. ಮನೆಗೆ 4 ಜನ ಹೆಚ್ಚು ಬಂದರೆ ನಿಮಗೆ ಗಾಬರಿ ಆಗಿಬಿಡ್ತದೆ. ಎಷ್ಟು ಜನ 100 ಜನ ಪ್ರತಿನಿತ್ಯದಲ್ಲೂ ಕೂಡ ಬಹುಶಃ ಮನೆಯಲ್ಲಿ ಸುಖವಾಗಿತ್ತು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಮಾಧವ ಉಪಾಧ್ಯಾಯರು ಮನೆಗಿಂತ ಚೆನ್ನಾಗಿ ಮಾಡಿಬಿಡ್ತಾರೆ ಕಾರ್ಯಕ್ರಮ. ಮನೆಯಲ್ಲಿ ಏನ ತಂದ್ರೆ ಅಂತ ಕೇಳಿದ್ರು ಕೂಡದೇ ತಡ ರೆಡಿಯಾಗಿರುತ್ತಾರೆ. ಕೂತ್ಕಿರೋಕ್ಕೆ ಫಲ ಫಲಾರ ಇದು ಒಂದು ಐದು ಊಟ ಊಟಕ್ಕೆ ಒಂದು ಕ್ಷಣ ನಾವು ಎಷ್ಟು ಮಾಡಿ ಅವ್ರಿಗೆ ಎಷ್ಟು ಮಾಡಿ ಅವರಿಗೆ ವೇಸ್ಟ್ ಆಗೋ ಚಾನ್ಸಸ್ ಇಲ್ಲ. ನಿಜವಾಗಲೂ ಅಂತ ಶ್ರದ್ಧಾಕರ್ತಕ್ಕೆ ಅಧಿಕಾರ್ತರಾಗಿದ್ದಕ್ಕೆ ಎಷ್ಟು ಬದಲಾವಣೆ ಆಗಲಿ ಸಾಧ್ಯವಾಗಿ ಶ್ರೀಗಳವರ ನೇತೃತ್ವ ಅವರ ಓಡಾಟ ತಮ್ಮ ಸ್ವಂತ ಕೆಲಸ ನಾವು ಓಡಾಡ್ತಾರೆ ಎಂಬುದು ಬಹಳ ಸಾಮಾನ್ಯವಾದ ದೀಕ್ಷೆ ಅಲ್ಲ, ಅದು ಬಹಳ ದೊಡ್ಡ ದೀಕ್ಷೆ. ನಿಜವಾದ ಅರ್ಥದಲ್ಲಿ ಒಳ್ಳೆ ಸೇವೆ ಮಾಧವ ಉಪಾಧ್ಯಾಯರ ಸೇವೆ ತುಂಬ ಪ್ರಶಂಸನೀಯವಾದದ್ದು. ಅವರ ಸೇವೆ ಆಚಾರ ತೋರಿಸಿದ್ದಾರೆ ಅಂದರೆ ಎಷ್ಟು ಪ್ರಿಯರಾಗಿದ್ದಾರೆ ಅಂತ ನಿದರ್ಶನ. ಎಷ್ಟೋ ದಿವಸದಿಂದ ಆಗದಿದ್ದ ಕಾರ್ಯ ಅವರ ಕಾಲಕ್ಕಾಗಿದೆ ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ಕೃತಜ್ಞತೆಗಳು ಅವರಿಗೆ ಹೇಳ್ತಾ ತಮ್ಮೆಲ್ಲರಿಗೂ ಹೇಳ್ತಾ ನೀವೆಲ್ಲ ಇದನ್ನು ಬರೀ ಭಾಷೆ ಅಷ್ಟೇ ಕೇಳಿದ್ದೇನೆ, ಸಮುದ್ರಿಗೆ ಪಾರಾಯಣ ಮಾಡಿದ್ದೀರಿ, ವಾಯುಸ್ಥಿತಿ ಪಾರಾಯಣ ಮಾಡಿದ್ದೀರಿ, ಅವರ ಕೃತಿ ಆಕೃತಿ ಎರಡು ಪರಿಚಯ ಮಾಡಿಕೊಂಡಿದ್ದೀರಿ ಅಂದರೆ ಬಹಳಷ್ಟು ಸಾರ್ಥಕ ಆಗಿದೆ. ಆದ್ದರಿಂದ ನಿಮ್ಮ ಪಾಠ ಎಷ್ಟಾಗಿದೆ ಉಳಿಸಾದರೂ ವೇಸ್ಟ್ ಆಗೇ ಇಲ್ಲ, ಹೆಚ್ಚು ಕಡಿಮೆ ಸಮಗ್ರ ನಡೆದಿದೆ. ಅದಿನ್ನೂ ಸಾರ್ಥಕವಾಗಲಿ ಅಂತ ಹೇಳ್ತಾ ಈಗ ಗೊತ್ತಾಗಿದೆ ಆದರೆ ಮುಗಿಸ್ತಾ ಇದ್ದೀರಿ ಅಷ್ಟೇ. ಈಗ ನಿನ್ನ ಬಿಡ್ತಿರಲಿಲ್ಲ ಭಾಳ ಹೊತ್ತು ದಿವಸದಂತೆ ಹೇಳ್ಬೋದಾಗಿತ್ತು. ಈಗ ಎಲ್ಲರಿಗೂ ಗೊತ್ತಾಗುತ್ತೆ, ನನಗೂ ಗೊತ್ತಾಗ್ತಿದೆ, ಊರಿಗೆ 12 ಬರಬೇಕು. ಆದ್ದರಿಂದ ಇದು ಪ್ರವಚನ ನಿಲ್ಲಿಸ್ತಾ ಇದ್ದೇನೆ. ಶ್ರೀಗಳ ಅನುಗ್ರಹ ಮಾತ್ರ ಏಕರೀತಿ ಇರಲಿ ಅಂತ ಹೇಳ್ತಾ ಈ ಅನುಗ್ರಹ ಪ್ರವಚನ ನೀಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡೆ. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾ.
ಶ್ರೀವನ್ ಮಧ್ವಾಚಾರ್ಯ ಮೂಲ ಮಹಾಭಗವತ್ತಾನ ಕಾಳಿಗರು ಮಠಾಧೀಶರಾಗಿರುವ ಶ್ರೀ ಶ್ರೀ ವಿದ್ಯಾವಲ್ಲಭತಿ ಪ್ರಸ್ತಿಪಾಡಿಗಳವರಿಗೆ ನಮ್ಮ ಸಾಷ್ಟಾಂಗ ಪ್ರಣಾಮಗಳನ್ನು ತಿಳಿಸಿರುತ್ತೇವೆ. ಮತ್ತು ನಮಗೆ ವಿದ್ಯಾಗುರುವಾಗಿರುವಂತಹ ವ್ಯಾಸುಗರೇ ಪ್ರಬಂಧನಾಚಾರ್ಯರಿಗೆ ನಮ್ಮ ಸಾಷ್ಟಾಂಗ ನಮಸ್ಕಾರ ತಿಳಿಸುವಂತೆ. ಪ್ರಬಂಧನಾಚಾರ್ಯ ಹೆಸರಲ್ಲಿ ನೋಡಿದ್ರೆ ವ್ಯಾಸನಕೆರೆ ಪ್ರಬಂಧನಾಚಾರ್ಯ ಅಂತ ಅವರು ಹೇಳಿದ್ದಾರೆ. ವ್ಯಾಸನಕೆರೆ ಎಂಬುದವರು ಊರುತ್ತೆ, ಅದರಲ್ಲಿಯೇ ವ್ಯಾಸದೇವರಿದ್ದಾರೆ. ಕೆರೆ ಅಂದ್ರೆ ಒಂದು ನೀರು ತುಂಬಿರುವ ಒಂದು ದೊಡ್ಡ ತಟಾಕ. ಅದರಂತೆ ಆಚಾರ್ಯ ಗ್ರಂಥಗಳು ವ್ಯಾಸನ ದೇವರ ಒಂದು ಗ್ರಂಥಗಳು ಎಲ್ಲವೂ ಅಂತ ಒಂದು ಎಲ್ಲ ಒಂದು ಗ್ರಂಥಗಳು ಅವರು ತುಂಬಿರುವ ಒಂದು ದೊಡ್ಡ ತಟಾಕವನ್ನು ಇಟ್ಟುಕೊಂಡಿದ್ದಾರೆ. ಅವರಿಂದ ನಮಗೆ ಪಾತ್ರ ಇತ್ತಂದ್ರೆ ಅದು ನಾವು ಮಾಡಿದ ಭಾಗ್ಯ. ಅದು ಎಲ್ಲಿ ಹೇಳಿದೆ ಅಂದ್ರೆ ಆಚಾರ್ಯರು ಓಡಿಯಾದ ಜಾಗದ ಈ ಪಾದಿಗಕ್ಷೇತ್ರದಲ್ಲಿ ಕಾನೂನು ಮಠಾಧೀಶರಿಂದ ನಮಗೆ ಗೆಟ್ಟಿದ್ದೆ ಅಂದ್ರೆ ಅದು ನಾವು ಭಾಗ್ಯವಂತರು. ಮತ್ತು ಇಂಥ ಒಂದು ಕಾರ್ಯವನ್ನು ಯಾರು ಮಾಡ್ತಿದ್ದಾರೆ? ಮಧ್ವಾಚಾರ್ಯ ಸೇವಾ ಸಂಘ. ಈ ಸೇವಾ ಸಂಘದಲ್ಲಿರೋ ಎಲ್ಲರೂ ಏನೋ ಒಂದು ಇಲ್ಲೇ ಒಂದು ಮಧ್ವಾಚಾರ್ಯ ಸೇವಾ ಸಂಘ ಅಂತ ಮಾಡಿಕೊಂಡು ಒಂದು ಮಠ ಕಟ್ಟಿಕೊಂಡು ಒಂದು ಬೃಂದಾವನ ಪ್ರತಿಷ್ಠಾ ಮಾಡಿ ಸುಖವಾಗಿರೋಣ ಅಂತಿಲ್ಲ. ಮಧ್ವಾಚಾರ್ಯ ಗ್ರಂಥವೇ ಮುಖ್ಯವಾದ್ದು, ಅದರ ಪ್ರಚಾರವೇ ಮುಖ್ಯವಾದ್ದು ಅಂತ ಇಟ್ಟುಕೊಂಡು ಈ ಗ್ರಂಥ ಪ್ರಚಾರ ಮಾಡ್ತಾ ಇದ್ದಾರೆ. ಅದೊಂದು ಮಹಾ ಒಂದು ಶ್ರೇಷ್ಠವಾದ ಕಾರ್ಯ. ಇದು ಮತ್ತು ಮುಂದೆ ಮುಂದಕ್ಕೆ ನಡೆದುಕೊಂಡಿರಬೇಕು ಅಂತ ನಾನು ಪ್ರಾರ್ಥನೆ ಮಾಡಿದ್ದೆ. ಮತ್ತು ನಮ್ಮ ನಾನು ಮುಂದೆ ರಂಗನಲ್ಲೂರು ಕ್ಷೇತ್ರದಿಂದ ಬಂದಿದ್ದೆ. ಅಲ್ಲಿ ಏನೊಂದು ವಿಶೇಷ ಅಂದ್ರೆ, ಮೂರು ಬೃಂದಾವನ, ವಿಜಯೇಂದ್ರರು, ಸುಧೀಂದ್ರ, ರಾಘವೇಂದ್ರ, ಮೃತ್ತಿಗಾ ಬೃಂದಾವನ ಒಂದೇ ಜಾಗದಲ್ಲಿದ್ದಾರೆ. ಈ ಭಾರತ ದೇಶದಲ್ಲಿ ಈ ಗುರುಪಾರಂಪರೆಯಲ್ಲಿ ಮೂರು ಬಂದಿರುವ ಮೂರು ಬೃಂದಾವನ ಬೇರೆ ಇಲ್ಲ. ವಿಜಯೇಂದ್ರ ಗಣಾಧ್ಯಕ್ಷ, ಸುಧೀಂದ್ರ ಹರಪತ್ರ ಅಂತ ಮೂರು ಬೃಂದಾವನವರೆ. ನೀವೆಲ್ಲರೂ ಅಲ್ಲಿ ಆ ಜಾಗಕ್ಕೆ ಬಂದು ಆ ಗುರುಗಳು ನನ್ನ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ ಮತ್ತು ತೀರ್ಥಪ್ರಸಾದ ಕೊಂಡು ಹೋಗಬೇಕು ಅಂತ ಪ್ರಾರ್ಥನೆ ಮಾಡಿರುತ್ತೆ. ಅದರ ಪೂರ್ವಕ್ಕಾಗಿ ಶ್ರೀ ವಿಜಯೇಂದ್ರರ ಒಂದು 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 ಫಲನ್ನ ಇವರಿಗೆ ನಮ್ಮ ಯಾತ್ರೆ ರವೀಂದ್ರಾಚಾರ್ಯ ಕೊಟ್ಟರು.
ವ್ಯಾಸನ ಕರೆಯನ್ನ ವ್ಯಾಸನ ಗೆರೆ ಅಂತ. ವ್ಯಾಸನ ಗೆರೆ ಅಂದ್ರೆ ವ್ಯಾಸವ್ಯಾಸರು ಹಾಕಿದ ಕೋಡು, ಸಿ ಓಡಿ ಈ ಕೋಡ್ ಆಗಿಟ್ಕೊಂಬು ಬ್ರಹ್ಮಸೂತ್ರಕ್ಕೆ ಪ್ರಪಂಚನಾಗಿರೋ ಇವಳು ವಾಯುದೇವರು ಹೊತ್ತು ಬೇರೆ ಯಾರು ಹೇಳಕ್ಕಲ್ಲ, ಇದೇ ಇಲ್ಲ. ಒಂದು ಹೆಸರಲ್ಲಿ ಕೂಡ ದೊಡ್ಡವರು ಹೆಸರಿಡೋದ್ರಲ್ಲಿ ಕೂಡ ಅದಕ್ಕೆ ಒಂದು ಪ್ರಖ್ಯಾತಿ ಉಂಟು, ಒಂದು ಹೇಳುವುದುಂಟು ಪ್ರತೀತಿ. ಅದೇ ಥರ ಆ ವ್ಯಾಸನ ಗೆರೆಯನ್ನ ಈ ಪ್ರಪಂಚನ ನಮಗೆಲ್ಲ ತಿಳಿಸಿಕೊಟ್ಟದ್ದು. ನಾವು ಮುಕ್ತಿಯಲ್ಲೂ ಇವ್ರನ್ನ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಎಂಬುದು ಇನ್ನೂ ಎಷ್ಟೋ ಪಾಠ ನಡೀಬೇಕಾಗಿದೆ. ಹಾಗೆ ನಮ್ಮ ಅವರ ದರ್ಶನ ನಮ್ದು ನಮಗೆ ಗುರುಗಳಾಗಿದ್ದು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತೇವೆ. ಅದಕ್ಕೆ ನಮಗೆ ಯೋಗ್ಯತೆ ಇದೆ ಇಲ್ಲ ಎಂಬುದನ್ನು ಅವರೇ ಒಂದು ಕಾಲದಲ್ಲಿ ನಮಗೆ ನೇತ ಗುರುಗಳಾಗಂದು ನಮಗೆ ತಿಳಿಸಬೇಕು. ಮತ್ತೆ ಅವರಿಗೆ ಅನಾರೋಗ್ಯ, ಯಾವುದೋ ಒಂದು ಊರಿಗೆ ಇದೇ ಮಾಡಿ ಪಾಠ ಕೇಳಲಿಕ್ಕೆ ಹೋಗಿ ಪಾಪ ಮಲೇರಿಯಾ ಫೀವರ್ಲಿ ಎಕ್ಸ್ಟ್ರೀಮ್ ಮಲೇರಿಯಾ, ಅದು ಡಾಕ್ಟರ್ಸ್ ಐಡೆಂಟಿಫೈ ಮಾಡಿ ಅದರಲ್ಲಿ ತುಂಬ ಕ್ವಾರಂಟೈನ್ ಇರೋ ಮಾರು ಇರು ಅಂತಂದರು ಕೂಡ ಇವರು ಮತ್ತೆ ಅಲ್ಲಿಂದ ಹಾಸ್ಪಿಟ್ಲಿಂದ ಬಂದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಮತ್ತೆ ಹೊರಗೆ ಹೋಗೋದು. ಒಂದು ದಿನ ಪೂಜೆ ತಪ್ಪಿಸಿಲ್ಲ. ಹೀಗೆಲ್ಲ ಮಾಡಿದ್ದು ನಾನು ನನಗೆ ನಮಗೆ ಸುದ್ದಿ ಬಂದು ಆನಂದನಿಗೆ ಹೇಳಿದೆ. ಆನಂದನು ಅವ್ರ ಹತ್ತಿರ ಏನು ಹೇಗಿದೆಯಾ ಅಂತ ಅವ್ರದ್ದು ಫೋನ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಮಾಡಿದಾಗ ಎಲ್ಲ ಪರವಾಗಿಲ್ಲ, ಯಾವಾಗ ಆದಾಯ ಇಲ್ಲ ಹಾಗೆ ಅಂತೆಲ್ಲ ಹೇಳಿದ್ರು. ಈ ಥರ ಪಾಠಗಳನ್ನೆಲ್ಲ ನೆನೆಸಿ ಪಾಠಕ್ಕೆ ಬರೋದು ಬೇಕಾದ ಒಂದೇ ಉದ್ದೇಶದಿಂದ ಅಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿಗೆಲ್ಲ ನೆನೆಸಿ ನಮಗೆ ಬಂದು ಉಪಕಾರ ಮಾಡಿ ಇಲ್ಲಿ ಬಂದು ಸೂತ್ರ ಭಾಷೆಯಿಂದ ಮಂಗಳ ಮಾಡಿಕೊಡಬೇಕು ಅಂತ ಅವರು ನಮಗೆ ದುಡ್ಡು ಬಂದು ಮಾಡಿದ್ದು ನಮ್ಮ ಎಲ್ಲರ ಎಲ್ಲರ ಭಾಗ್ಯ. ಆ ಭಾಗ್ಯ ಎಂದೆಂದೂ ನಮಗೆ ದೊರಕಲಿ ಅಂತ ಮುಖ್ಯಪ್ರಾಣನನ್ನು ಕೇಳಿಕೊಳ್ತೇವೆ. ಮತ್ತು ಇಲ್ಲಿ ಅವ್ರು ಹೇಳಿದ ಮಾರು ಆಚಾರ್ಯ ಹೇಳಿದ ಮಾರು ವ್ಯವಸ್ಥೆಗಳನ್ನ ಸ್ವಾಮಿಗಳು ನಮಗೆ ಊಟ ತಿಂಡಿ ವ್ಯವಸ್ಥೆನ ಆ ಮಾನವ ಉಪಾಧ್ಯಾಯರು ಮದುವೆ ಮನೆಯಲ್ಲಿ ಕೂಡ ಅಲ್ಲಿ ಏನೇ ಹೋಗಿ ತಗೊಳ್ರಿ ಅಂತಾರೆ. ಇವರು ಯಾರು ಅಲ್ಲ ಮದುವೆ ಮನೆಯಲ್ಲಿ ಎಲ್ಲ ಏರ್ಪಾಡು ಅಲ್ಲೇ ತಗೊಳ್ರಿ ಅಂತಾರೆ. ಯಾರಿಗೆ ಒಂದು ಚಿಕ್ಕ ಒಂದು ಮನ ನ್ಯೂನತೆ ಬರಲಾಗೆ ಅಷ್ಟನ್ನು ವಿಧ ವಿಧವ ಒಂದೊಂದು ದಿನ ಒಂದೊಂದು ಟಿಫನು ಒಂದೊಂದು ಸ್ವೀಟು ಎಲ್ಲ ಇದು ಮಾಡಿ ಅವರು ಮನೆ ತನದವರು ಅವ್ರ ಕೂಡ ಇರುವಂಥ ಪರಿಕಾರಗಳನ್ನ ಎಲ್ಲ ಇದು ಮಾಡಿ ಎಷ್ಟು ಓಡಾಡ್ತಾ ಇರ್ತಾರೆ. ಇಲ್ಲಿ ಒಂದು ನಾವು ನಂಬಿಸ್ಬೇಕು, ಆಚಾರ್ಯರು ಓಡಾಡಿಸ್ತಾರ ಓಡಾಡಿಸ್ತಾರ ಅಂತ ಹೇಳೋದಕ್ಕೆ ಮಾಧವ ಉಪಾಧ್ಯಾಯರು ಓಡ್ತಾ ಇರ್ತಾರೆ, ಅವ್ರ ತಾಯಿ ಓಡಾಡ್ತಾ ಇರ್ತಾರೆ, ಅವ್ರ ವೈಫ್, ಅವ್ರ ಸೊಸೆ, ಅವ್ರ ಮಕ್ಕಳು ಅಷ್ಟು ಬಂದಿದ್ರು ಒಂದು ತಾಳಿ ಒಂದು ಜಾಗ ನಿಲ್ಲಲ್ಲ. ನಾವು ನೋಡ್ತಾ ಇದ್ದೇವೆ
ಒಂದು ನಿಮಿಷ ಒಂದು ಸೆಕೆಂಡ್ ಕೂಡ ಇರಲಿಲ್ಲ. ಯಾರೋ ಬರ್ತಾರೆ ಏನೋ ಕೇಳ್ತಾರೆ ಅಷ್ಟು ಬಂದಿದ್ದರಿಂದ ಅದನ್ನ ಇದು ಮಾಡಿ ಮಕ ಇದು ಮಾಡಿದಾಗ, ಯಾಕೆಂದ್ರೆ ಆಚಾರ್ಯರು ಸಾನ್ನಿಧ್ಯ ಇರೋ ಜಾಗ ಇರುವಂತವ್ರಿಗೆ ಅದುವೆಲ್ಲ ಹಾಗೆ ಆಗತ್ತೆ ಎಂಬುದು ಒಂದು ನಿರಸ್ತರ ಅವ್ರು ತಗೊಳ್ತಾರೆ. ಅವ್ರು ಹೇಳಿದ ಮಾರಿ ಹಾಗೆ ಒಂದು ಪುಣ್ಯಕ್ಷೇತ್ರದಲ್ಲಿ ಒಂದು ರಾತ್ರಿ ತಂಗಿರೇ ಒಂದು ಮಹಾಪುಣ್ಯ. ನಾವು ಇಲ್ಲಿ ನಾಲ್ಕು ಜನ ತಂಗಿ, ಹೋಲಸಲ ತಂಗಿ, ಎಲ್ಲ ಇದು ಮಾಡಿ ಎಲ್ಲ ವ್ಯವಸ್ಥೆ ಮಾಡಿ ಮಾಡಿಕೊಟ್ಟದಕ್ಕೆ ಅವರಿಗೆ ನಮ್ಮ ಸಂಘ ಪರವ ಕೃತಜ್ಞತೆ ತಿಳಿಸಿಕೊಡ್ತೇವೆ. ಇಲ್ಲಿ ಬಂದಿರುವಂತ ಹೆಕಕ ಪಾಡಿಗಳು ಬೆಂಗಳೂರಿಂದ ಬಂದಿದ್ದಾರೆ, ಹೈದರಾಬಾದ್ ಹೊಸಪೇಟು, ತಂಜಾವೂರು, ಬೆಳ್ಳಾರಿ ಎಲ್ಲರ ಕಾಲದಲ್ಲಿ ಬಂದಿದ್ದಾರೆ. ಅವರಿಗೆಲ್ಲ ತುಂಬ ಸಹಕಾರ ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ನಾವು ಮಾಡೋದಕ್ಕೆ ತುಂಬ ಸಹಕಾರಿಯನ್ನು ಅವರು ಮಾಡಿರೋದಕ್ಕೆ ಅವರಿಗೆಲ್ಲ ಕೃತಜ್ಞ. ಅವರಿಗೆಲ್ಲ ಏನು ಅನಾನುಕೂಲ ಆಯಿತೋ ಅಸಂಭವಿತ ಆಯಿತೋ ಅದನ್ನೆಲ್ಲ ಅವರೆಲ್ಲ ತಡ್ಕೊಂಡು ಮುಖ್ಯ ಉದ್ದೇಶ ಪಾಠ ಕೇಳಬೇಕು ಅಂತಂದ್ಬಿಟ್ಟು ಅಷ್ಟು ಹೊತ್ತಿಗೆ ಯಾರಿಗೂ ಆಚಾರ್ಯರು ಬಂದು ನಮ್ಮ ಹೆಸರು ಮುಂದೆ ನಿಂತುಕೊಟ್ಟು ಅಷ್ಟೊಂದು ಕೇಳಿಕೊಂಡೆಲ್ಲ ಮಾಡಿದ್ದಾರೆ. ಅವರಿಗೆಲ್ಲ ಒಂದು ನಮ್ಮ ಕೃತಜ್ಞತೆಗಳನ್ನು ಭಗವಂತ ದಯ ಮಾಡಿ ಅಂತ ಕೇಳ್ಕೊಳ್ತೇವೆ. ಮತ್ತೆ ಇಲ್ಲಿ ಶ್ರೀಗಳು ಎಲ್ಲಿ ನಾವೇನು ರೆಸ್ಟ್ರಿಕ್ಟೆಡ್ ಪ್ಲೇಸ್ ಉಂಟು ಅಂತ ಮರ್ತಾವಲ್ಲ, ಅಲ್ಲಿ ಹೋಗಬಾರ್ದು, ಇಲ್ಲಿ ನೋಡಬಾರ್ದು, ಇಲ್ಲಿ ಹೋಗ ನಾವು ಎಷ್ಟು ಜನ ಬೇಕಾದ್ರೆ ಒಳಗೆ ಹೋಗ್ತೇವೆ, ಹೋಗಿ ಆಚಾರ್ಯ ಪಾದಗಳ ದರ್ಶನ ಮಾಡ್ತೇವೆ ಬರ್ತೇವೆ, ಮತ್ತು ಅಲ್ಲೆಲ್ಲಿ ಓಡಾಡ್ತೇವೆ. ಯಾರು ನಮ್ಮನ್ನು ಯಾವ ಕಂಟ್ರೋಲ್ ಮಾಡಿಲ್ಲ. ನಮ್ಮ ನಮ್ಮ ಮನೆ ಕೂಡ ನಮಗೆ ಕಂಟ್ರೋಲ್ ಉಂಟು, ಅದು ಅಲ್ಲಾಗೆ ಅದೆಲ್ಲ ಮಾಡಿಕೊಟ್ಟದ್ದಕ್ಕೆ ಆ ಸ್ತ್ರೀಗಳಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ನಮಗೆ ಇಲ್ಲಾಗಲಾರದು. ಅದರಿಂದ ಅದನ್ನು ನಾವು ತಿಳಿಸಿಕೊಳ್ತೇವೆ. ಇಲ್ಲಿ ಮೈಕ್ ಅರೇಂಜ್ಮೆಂಟ್ಸ್ ಮಾಡಿದೆ ಇವರು ಎಲ್ಲಿದ್ದರು ಎಲ್ಲೋ ಇರೋರು ಅದನ್ನು ಕಣ್ಣಿಗೆ ಕಾಣಿಸಲಾರರು. ಯಾರು ಬರ್ತಾರೆ ಮಾತಾಡ್ತಾರೆ ಬಂದು ಅಲ್ಲೆಲ್ಲ ಸುತ್ತಿ ನೋಡಿ ಅದು ಸರಿಯಾಗಿ ವೇವ್ಸ್ ಭರ್ತಿ ಅಂತ ನೋಡಿಕೊಂಡು ಬಂದು ಮಾಡಿದ್ದಕ್ಕೆ ಅವರಿಗೆ ಒಂದು ಕೃತಜ್ಞೆ. ಎಲ್ಲರಿಗೂ ಒಂದು ಕೃತಜ್ಞೆ ತಿಳಿಸಿಕೊಂಡು ನಿಮ್ಮ ಮತ್ತೆ ಮತ್ತೆ ಇದೇ ಮಾಡಿ ಸರ್ವ ಮೂಲವನ್ನು ನಾವು ಅಧ್ಯಯನ ಮಾಡೋದಕ್ಕೆ ಅನುಕೂಲ ಮಾಡಬೇಕು ಅಂತ ಭಾರತೀಯ ಮುಖ್ಯಪ್ರಧಾನದ ಲಕ್ಷ್ಮಿ ವೇದವ್ಯಾಸನ್ನು ಕೇಳಿಕೊಂಡು ನನ್ನ ಮಾತನ್ನು ಮುಗಿಸುತ್ತೇನೆ. ನಮಸ್ಕಾರ.
ಶ್ರೀಗಳವರ ಅನುಗ್ರಹ ವಚನ ಮತ್ತು ಒಂದು ಪ್ರಕಟಣೆ ಉಂಟು. ಪಾದಕ್ಷೇತ್ರ ಸುಮಾರು ಒಂದು ಹೇಳಿದೆ, ಹತ್ತೈದನೇ ದಿವಸ ತುಂಬಾ ಇದಾಗಿದೆ. 2 ಕೋಟಿ ರೂಪಾಯಿ ನಿರ್ದಿಷ್ಟ ಕೆಲಸ ನಡೆದಿದೆ, ಅಷ್ಟು ಕೆಲಸ ಆಗಿದೆ. ಇನ್ನೂ ತುಂಬ ಕೆಲಸ ಇದೆ ಆಗಬೇಕಾದ್ರು. ಈಗ ಅಡುಗೆ ಶಾಲೆ ಅವರು ಕಲಿಸ್ತಾ ಇದ್ದಾರೆ, ಮುಂದೆ ಶ್ರೀಗಳವರ ಯೋಜನೆ ಇದೆ, ಗುರುಕುಲ ದೊಡ್ಡ ಒಂದು ಪಾಠಶಾಲೆ ಆಗ್ತಕ್ಕಂಥ ಯೋಜನೆ ಇದೆ. ಅದಕ್ಕೆಲ್ಲ ಭಕ್ತರ ಸಹಕಾರ ಬಹಳ ಮುಖ್ಯವಾದದ್ದು. ತಾವು ಅಥವಾ ತಮ್ಮ ಜೊತೆಗಿರ್ತಾರೆ ಎಷ್ಟೋ ಶ್ರೀಮಂತರುಗಳ ಅಪೇಕ್ಷೆ ಇರುತ್ತೆ ಕೊಡಬೇಕು ಅಂತೇಳಿ, ಒಳ್ಳೆ ಜಾಗ ಅವರಿಗೆ ಗೊತ್ತಿರೋದಿಲ್ಲ. ಆ ಹಿನ್ನೆಲೆಯಲ್ಲಿ ಆಚಾರ್ಯ ಸೇರತಕ್ಕಂಥ ಸೇವೆ ಅಂತ ಹೇಳಿದರೆ ಯಾರಿಗೆ ಕೊಟ್ಟರು ಆಚಾರ್ಯ ಮುಂದಕ್ಕೆ ಹೋಗ್ಬೇಕಲ್ಲ. ನೇರ ಆಚಾರ್ಯ ಕೊಡ್ತಕ್ಕಂಥ ಯೋಗ ಅಂದರೆ ಅದಕ್ಕಿಂತ ದೊಡ್ಡ ಯೋಗ ಇರೋದಿಲ್ಲ. ಇದು ಸದ್ವಿನಿಯೋಗ ಆಗಿದೆ ಅನ್ನೋದು ನೀವು ಕಣ್ಣಾರೆ ಕಂಡಿದ್ದೀರಿ. ಈಗಾಗಲೇ ಎಷ್ಟು ಕೆಲಸ ಆಗಿದೆ ಅಂತ ಕಣ್ಣಾರೆ ಕಂಡಿರೋದ್ರಿಂದ ಮುಂದಾಗ್ತಕ್ಕಂಥ ಕೆಲವು ಕಾರ್ಯಗಳಿಗೆ ಎಲ್ಲರ ಒಂದು ಸಹಾಯ, ಆರ್ಥಿಕವಾಗಿ ಎಲ್ಲ ರೀತಿಯ ಸಹಾಯ ಬೇಕು. ಮತ್ತೆ ಅವರಿಗೆ ಸಂತೋಷದಲ್ಲಿ ಬಂದು ಹೋಗೋದಕ್ಕೆ ಅಷ್ಟು ಖುಷಿ ಪಡ್ತಾರೆ. ಯಾಕೆಂದ್ರೆ ಇದು ಜನ ಬಂದಾಗಲೇ ತಾನೇ ಅದರ ಮಹತ್ವ ಜನಕ್ಕೆ ಗೊತ್ತಾಗೋದು. ಆದಷ್ಟರಿಂದ ಪುನಃ ಪುನಃ ಇಲ್ಲಿ ಬರೋದ್ರ ಜೊತೆಗೆ ಆರ್ಥಿಕವಾಗಿ ಯಾರಿಗೆ ಸಬಲರಾಗಿದ್ದಾರೆ ಅವರು ಪಾಠಶಾಲೆ ಯೋಜನೆ ಬಹಳ ತುರ್ತಾಗಬೇಕಾದ್ರೆ ನೋಡಿದ್ದೆ ಎಷ್ಟು ಕಷ್ಟ ಇದೆ ಆ ಕಡೆ ಓಡಾಡೋದು ಕಷ್ಟ ಅಂತ ಹೇಳಿದರೆ ಸ್ಟೋರ್ ರೂಮೇ ಇಲ್ಲ. ನೀವು ನೋಡಿದ್ರೆ ಊದಕ್ಕೆ ಹಾಗೆ ಇಟ್ಕೊಂಡಿರ್ತಾರೆ, ಸ್ಟೋರ್ ರೂಮೇ ಇರೋದಿಲ್ಲ. ಎಷ್ಟು ಜನಕ್ಕೆ ಇದು ನೀವು ಅನ್ಕೊಂಡಿದ್ದೀರಿ ನಾಗ್ತೇರ ಅಂತೇಳಿ ಬದಲು ಶುರು ಆಗುತ್ತೀಗ ಸಾವಿರಾರುಗಳು ಮತ್ತೆ ಬರ್ತಾರೆ. ಉತ್ಸವಗಳು ನಡೀತಾನೆ ಇರುತ್ತೆ ಸತತವಾಗಿ. ಅಂತ ಒಂದು ನಿರಂತರ ಕಾರ್ಯಕ್ರಮದ ಬಗ್ಗೆ ಇರೋದ್ರಿಂದ ಅದು ತುರ್ತಾಗಿ ಪಾಠಶಾಲೆ ಮಗಳು ನಡೀಬೇಕು. ಆಚಾರ ಹಾಲು ಮೊಸರು ಹಾಲಿ ಮನೆ ಪಾತ್ರೆ ಮೇಲೆ ಬಸಳಿ ಪಾತ್ರೆ ಮುಚ್ಚಿಲ್ಲ, ಏನು ಮುಚ್ಚಿಟ್ಟಿದ ಕಣ್ಣುಗಳಿಗೆ ಈಗ ವಿಶೇಷ ರೀತಿಯಲ್ಲಿ ಒಂದು ಮಂಟಪ ಎಲ್ಲ ತಯಾರು ಮಾಡಿದ್ದಾರೆ. ಅದು ಉದ್ಘಾಟನೆ ನಾಳೆ ಬಸವನ ನಡೀತಾ ಇದೆ. ಈಗಾಗಲೇ ಒಳ್ಳೆ ಮೂರ್ತಿ ಆಚಾರ ಮೂರ್ತಿ ಎಲ್ಲ ಪ್ರತಿಷ್ಠಾಪನೆ ಆಗ್ತಾ ಇದೆ. ದೊಡ್ಡ ಗ್ರಂಥಾಲಯ ಮಾಡ್ತಕ್ಕಂಥ ಯೋಜನೆ ಇಟ್ಟುಕೊಂಡಿದ್ದಾರೆ. ಅದೆಲ್ಲದಕ್ಕೂ ಸಹ ಭಕ್ತರ ಒಂದು ಆರ್ಥಿಕ ಸಹಕಾರ ಬಹಳ ಮುಖ್ಯ ಅಂತ ಹೇಳ್ತಾ ಅದ್ರ ಪಾಲ್ಗೊಳ್ಳಬೇಕು ಅಂತ ಹೇಳಿ ವಿಜ್ಞಾಪನೆ ಮಾಡ್ತಾ ಪರಮಪೂಜ್ಯ ಶ್ರೀಪಾದರವರಿಗೆ ಈಗ ಅನುಗ್ರಹವಚನೆ ಇಡಬೇಕು ಅಂತ ಹೇಳಿ ಕೇಳಿ.
ವ್ಯಾಸಾಯ ಧರ್ಮಾಶಯ ಶ್ರೀಶಾಯ ಗಣರಾಶಯ ಹೃದ್ಯಾಯ ಶಿಕ್ಷ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಂ ಅತುಲಂ ಭಜೇ ತಾಪತ್ರಯಾಪಹಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಹಾನಂದತೀರ್ಥಸ್ಯ ಏಭಾಷ್ಯ ಭಾವಂ ಮನೋವಾಗ್ಭಿರಾವರ್ತಯಂತೇ ಸಶಕ್ತ್ಯ ಸುರಾಜ್ಯ ನರಾಂತ ಮುಕುಂದ ಪ್ರಸಾದ ಇಮಂ ಮೋಕ್ಷಮೇತೆ ಪಶಂತೆ ಸದೇತಿ ಅಂತ ಮಧ್ವಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಶ್ರೀಮದಾಚಾರ್ಯರ ಭಾಷ್ಯದ ಅಧ್ಯಯನ, ಇದರ ಫಲ ಏನು ಅಂತ ಹೇಳಿದ್ರೆ ಮೋಕ್ಷದ ಪಡೆಯುವಿಕೆಯೇ ಫಲ ಅಂತ ಹೇಳ್ತಾ ಇದ್ದಾರೆ. ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳ ಭಾಷ್ಯದ ಅಧ್ಯಯನದಿಂದ ನಾವೇನು ಪಡೆಯಬಹುದು ಅಂತ ಹೇಳಿದ್ರೆ ಮೋಕ್ಷವನ್ನು ಪಡೆಯಬಹುದು ಅಂತ ಹೇಳಿ. ಮೋಕ್ಷ ಅಂತ ಹೇಳಿದ್ರೆ ಏನು ಎಂಬುದನ್ನು ಸರಿಯಾಗಿ ತಿಳಿಸಿದವರೇ ಶ್ರೀಮದಾಚಾರ್ಯರು. ನಮಗೆ ಎಂತಹ ಮೋಕ್ಷ ಬೇಕು, ಪ್ರತಿಯೊಬ್ಬ ಮನುಷ್ಯನು ಅಪೇಕ್ಷಿಸತಕ್ಕಂತಹ ಮೋಕ್ಷ ಯಾವುದು, ಅಂತಹ ಮೋಕ್ಷದ ವಿಚಾರವನ್ನು ತಿಳಿಸಿದವರು ಶ್ರೀಮದಾಚಾರ್ಯರು. ಬೇರೆ ಬೇರೆ ರೀತಿಯಲ್ಲಿ ಮೋಕ್ಷದ ಸ್ವರೂಪವನ್ನು ವರ್ಣನೆ ಮಾಡ್ತಾ ಹೋದರು. ಒಬ್ಬರು ಅಂತ ಹೇಳಿಬಿಟ್ರು ಮೋಕ್ಷ ಅಂದ್ರೆ ನಾನೇ ಬ್ರಹ್ಮನಾಗುವುದೇ ಮೋಕ್ಷ ಅಂತ ಹೇಳಿ, ನಾನು ಬ್ರಹ್ಮನಾಗುವುದೇ ಮೋಕ್ಷ, ಐಕ್ಯವನ್ನು ಪಡೆಯುವುದೇ ಮೋಕ್ಷ ಅಂತ ಕೆಲವರು ಹೇಳಿದರು. ಮತ್ತೊಬ್ಬರಂತೂ ಶಾಶ್ವತವಾಗಿ ಹಾರ್ತಾ ಇರುವುದೇ ಮೋಕ್ಷ ಅಂತ ಹೇಳಿ, ಇಷ್ಟು ಆಭಾಸ ನೋಡಿ, ಶಾಶ್ವತವಾಗಿ ಹಾರ್ತಾ ಇರುವುದೇ ಮೋಕ್ಷ ಅಂತ ಹೇಳ್ತಾರೆ. ಇದರಲ್ಲಿ ಸುಖ ಸಿಗುತ್ತೆ ಅಂತ, ಶಾಶ್ವತವಾಗಿ ಒಂದು ಶರೀರ ಇತ್ತು, ಈ ದೇಹ ಇತ್ತು, ಇದನ್ನು ಒಂದು ಪಂಜರ ಇದ್ದಾಗೆ ಬಂಧನ ಇದು, ಪಂಜರದಿಂದ ಬಿಡುಗಡೆಯನ್ನು ಹೊಂದಿದ ಒಂದು ಹಕ್ಕಿ ಅದು ಯಾವಾಗಲೂ ಸಂತೋಷಪಟ್ಟು ಹಾರ್ತಾ ಇರುತ್ತೋ ಅದೇ ರೀತಿಯಾಗಿ ನಾವು ಈ ದೇಹದಿಂದ ಮುಕ್ತಿಯನ್ನು ಪಡೆದು ಶಾಶ್ವತವಾಗಿ ಸುಖದಿಂದ ಇರ್ತೇವೆ. ಯಾರು ಸುಖದಿಂದ ಇರ್ತಾರೆ? ಒಂದು ಹಕ್ಕಿ ಪಂಜರದಿಂದ ಮುಕ್ತವಾಗಿ ಹಾರ್ತಾ ಇರುತ್ತೆ, ಹಾರ್ತಾ 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 ಸ್ವಲ್ಪ ಸಮಯದ ತನಕ ಮಾತ್ರ ಸಂತೋಷವನ್ನು ಹೊರುತ್ತೆ. ಆಮೇಲೆ ಹಾರ್ತಾ ಇದ್ರೆ ಏನಾಗುತ್ತೆ? ಅದಕ್ಕೆ ತನ್ನ ಎಲ್ಲ ಅವಯವಗಳು ಅದು ಬಳಲಿ ಬಿಡುತ್ತೆ, ಆದ್ದರಿಂದ ಮುಂದೆ ಹಾರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದೇ ರೀತಿಯಾಗಿ ನಾವು ಶಾಶ್ವತವಾಗಿ ಹಾರ್ತಾ ಇದ್ರೆ ಎಲ್ಲಿ ಅಂತ ಹಾರ್ತಾ ಇರುವುದು, ನಮ್ಗೆ ಎಷ್ಟು ಸಾಮರ್ಥ್ಯ ಬೇಕಾಗಾದ್ರೆ ಕೊನೆಗೆ ದುಃಖವೇ ಸಿಗುತ್ತೆ ಹೊರತು ಇದೊಂದೇನು ಸುಖ ಸಿಗುವುದಿಲ್ಲ ಎಂಬುವ ವಿಚಾರವನ್ನು ಶ್ರೀಮದಾಚಾರ್ಯರು ತಾವು ಪ್ರತಿಪಾದನೆ ಮಾಡ್ತಾ, ನಿಜವಾದ ಮೋಕ್ಷ ಅಂತ ಹೇಳಿದ್ರೆ ನಮ್ಮ ಸ್ವರೂಪಭೂತ ಆನಂದದ ಆವಿರ್ಭಾವನೆ ಮೋಕ್ಷ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ನಮ್ಮ ಆನಂದ ಏನಿದೆ, ನಮ್ಮಲ್ಲಿ ಆನಂದ ಸ್ವರೂಪಭೂತವಾದ ಆನಂದ ಏನಿದೆ, ಆ ಆನಂದವನ್ನು ನಾವು ಅನುಭವಿಸುವುದು, ಅದರ ಪ್ರಾದುರ್ಭಾವ, ಅದೇ ಮೋಕ್ಷ. ನಮ್ಗೆ ಇದೇ ಬೇಕಾಗಿದೆ. ನಮಗೆ ಇಲ್ದಿದ್ರೆ ಎಂತೆಂಥ ಮೋಕ್ಷ ಅಂತ ಆಗಿರ್ಬೇಕು, ಅಂತಹ ಮೋಕ್ಷ ಸುಖ ಇಲ್ಲಿ ಅನುಭವಿಸ್ಬೋದು. ನಾವು ನಮ್ಗೆ ಸಂಸಾರವೇ ಸಾಕು ಅಂತ ಹೇಳ್ತೇವೆ. ನಾವು ಮೋಕ್ಷದಲ್ಲಿ ನಾವು ಬ್ರಹ್ಮನನ್ನು ಪಡೆಯುವ, ಬ್ರಹ್ಮ ಎಂಥವನು ಅಂತ ಹೇಳಿದ್ರೆ ಏನು ಇಲ್ದಿದ್ದವರೇ ಬ್ರಹ್ಮ ಅಂದ್ರೆ ನಾವೇನಾಗ್ತೇವೆ, ಮೋಕ್ಷದಲ್ಲಿ ಏನೂ ಇಲ್ದಿದ್ದವರು ಆಗ್ತಾರೆ. ಇಂತಹ ಮೋಕ್ಷ ಯಾಕೆ ಬೇಕ್ರಿ ನಮಗೆ? ನಾವು ಏನೂ ಇಲ್ಲದೇ ಇರದಂತಹ ಒಂದು ವ್ಯಕ್ತಿತ್ವ ನಾವು ಪಡೆಯುವುದಂತಾದ್ರೆ ಅಂತಹ ಮೋಕ್ಷ ನಮ್ಗೆ ಯಾಕೆ ಬೇಕು? ನಾವೆಲ್ಲ ಆರಾಮ ಸ್ವಲ್ಪವಾದ ನಮ್ಗಿದೆ, ಇವತ್ತು ಸ್ವಲ್ಪವಾದ ನಾವು ಸುಖವನ್ನು ಅನುಭವಿಸ್ತೇವೆ, ಇವತ್ತು ಸುಖವೂ ಇಲ್ಲ, ಏನಿಲ್ಲ ಅಂತಹ ಒಂದು ಮೋಕ್ಷ ನಮ್ಗಿದೆ ಅಂತ ಹೇಳಿದ್ರೆ ಅಂತಹ ಮೋಕ್ಷಕ್ಕೂ ನಾವು ಇಷ್ಟೆಲ್ಲ ಯಾಕೆ ಸಾಧನೆ ಮಾಡಬೇಕು ನಾವು? ಆದ್ದರಿಂದ ಮೋಕ್ಷದ ಈ ಆನಂದದ ಆವಿರ್ಭಾವ ರೂಪವಾದಂತಹ ಈ ಮೋಕ್ಷದ ಒಂದು ಕಾನ್ಸೆಪ್ಟ್, ಈ ವಿಚಾರವನ್ನು ತಿಳಿಸಿದಂತಹ ಶ್ರೀಮದಾಚಾರ್ಯರು ಹೀಗೆ ಬೇರೆ ಬೇರೆ ವಿಚಾರವನ್ನು ತಿಳಿಸುವ ಮೂಲಕ ಅನುಭವಕ್ಕೆ ಎಟಕುವ ವಿಚಾರಗಳು. ಶ್ರೀಮದಾಚಾರ್ಯರ ವಿಚಾರ ಅಂತ ಹೇಳಿದ್ರೆ ಅನುಭವಕ್ಕೆ ಎಟಕುವ ವಿಚಾರ. ಯಾವುದೂ ಸಹಿತ ಶ್ರೀಮದಾಚಾರ್ಯರು ನಮ್ಮ ಅನುಭವಕ್ಕೆ ಎಟಕದೇ ಇರುವ, ಸಿದ್ಧವಾಗದೇ ಇರುವ ವಿಚಾರವನ್ನು ಎಲ್ಲೂ ಸಹಿತ ಹೇಳಿಲ್ಲ. ಅದನ್ನೆಲ್ಲ ಪ್ರಮಾಣ ಪುರಸ್ಕರವಾಗಿ ಎಂದೂ ಶ್ರೀಮದಾಚಾರ್ಯರು ತಮ್ಮ ಗ್ರಂಥದಲ್ಲಿ ಸ್ವಂತ ವಾಕ್ಯ ಉಪಯೋಗಿಸಿಯೇ ಇಲ್ಲ. ಎಲ್ಲದಕ್ಕೂ ಸಹಿತ ಪ್ರಮಾಣೋತ್ತರವನ್ನೇ ಆಧಾರವಾಗಿ ಶ್ರೀಮದಾಚಾರ್ಯರು ಕೊಡ್ತಾರೆ. ಅದಕ್ಕೆ ಪರರ ಗ್ರಂಥ 100,000,000 ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಎಲ್ಲ ತಮ್ಮ ಮಾತೆ ಹೇಳಿಬಿಟ್ರೆ ಎಷ್ಟು ಲಕ್ಷ ಬೇಕಾದ್ರೆ ಮಾಡಬಹುದು ನಾವು. ಆದರೆ ಶ್ರೀಮದಾಚಾರ್ಯರ ವಾಕ್ಯಗಳು ಅದು ಬಹಳ ಸಂಕ್ಷಿಪ್ತವಾದ ವಾಕ್ಯ, ಅದು ಪ್ರಮಾಣ ವಾಕ್ಯಗಳು. ಆದರೆ ಅದರ ವಿಚಾರ ಮಾಡ್ತಾ ಹೋದಷ್ಟು ವಿಸ್ತೃತವಾದ ರೂಪವನ್ನು ಆ ಶ್ರೀಮದಾಚಾರ್ಯರ ಗ್ರಂಥ ನಮಗೆ ತಿಳಿಸಿಕೊಡುತ್ತೆ. ಅಂತಹ ಶ್ರೀಮದಾಚಾರ್ಯರ ಈ ಬ್ರಹ್ಮಸೂತ್ರ ಭಾಷ್ಯ, ಇದರ ಪಾಠವನ್ನು ನಮ್ಮ ಆತ್ಮೀಯರಾದ ಪ್ರಭಂಜನಾಚಾರ್ಯರು ಮಾಡಿದ್ದಾರೆ. ಪ್ರಭಂಜನರ ಭಾಷ್ಯದ ವ್ಯಾಖ್ಯಾನವನ್ನು ಕೇಳಬೇಕಾದರೆ ನಮ್ಮ ಈ ಪ್ರಭಂಜನರೇ ಬೇಕು. ಯಾಕಂತ ಹೇಳಿದ್ರೆ ಪ್ರಭಂಜನರು ತಾವು ಹೇಳಿದರು, ಗ್ರಂಥದಲ್ಲಿ ಹೇಳಿದ್ದಾರೆ, ತಾವು ಈಗ ಅದೃಶ್ಯರಾಗಿದ್ದಾರೆ. ಆ ಪ್ರಭಂಜನರ ವಿಶೇಷವಾದ ಸನ್ನಿಧಾನವುಳ್ಳ ದೃಶ್ಯರಾಗಿರುವ ಪ್ರಭಂಜನ ಅಂದರೆ ನಮ್ಮ ಪ್ರಭಂಜನಾಚಾರ್ಯರು ಅಂತ ನಾವು ಸ್ಪಷ್ಟವಾಗಿ ಹೇಳಬಹುದು. ಯಾವುದೇ ಗ್ರಂಥವನ್ನು ಬ್ರಹ್ಮಸೂತ್ರ ಭಾಷ್ಯ ಇಷ್ಟು ಸರಳವಾಗಿ ಇಷ್ಟು ದಿವಸದಲ್ಲಿ ಮುಗಿಸುದು ಅಂತ ಹೇಳಿದ್ರೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಕಾಣಿಸುತ್ತೆ ನನ್ನ ಪ್ರಕಾರ. ಯಾಕಂತ ಹೇಳಿದ್ರೆ ಶ್ರೀಮದಾಚಾರ್ಯರ ಭಾಷ್ಯ ಅಷ್ಟು ವಿಸ್ತೃತವಾಗಿದೆ ಅದು. ನೋಡ್ಲಿಕ್ಕೆ ಸಣ್ಣ ಸಣ್ಣ ಶ್ಲೋಕ ಇರಬಹುದು, ಆದ್ರೆ ಅಷ್ಟೇ ವಿಸ್ತಾರವನ್ನು ಪಡೆದಿದೆ ಅದು. ಅಂತಹ ವಿಸ್ತಾರವಾದ ಗ್ರಂಥವನ್ನು ಇಷ್ಟು ಸರಳವಾಗಿ ಅದು ಯಾವುದನ್ನು ಬಿಡದೆ ಹಾರಿಸ್ಕೊಂಡು ಹೋಗೋದು ನಾವು ಒಂದು ದಿವಸದಲ್ಲಿ ಮುಗಿಸ್ಬೋದು, ಅದು ಬೇರೆ ವಿಷಯ. ಯಾವುದನ್ನೂ ಬಿಡದೆ ಇಷ್ಟು ಸರಳವಾಗಿ ಇಷ್ಟು ವಿಸ್ತೃತವಾದ ಈ ಭಾಷ್ಯ ಗ್ರಂಥವನ್ನು ಪ್ರಮಂಜನಾಚಾರ್ಯರಿಗೆ ಯಾವುದೂ ಕಷ್ಟವಲ್ಲ ಅಂತ ಕಾಣಿಸುತ್ತೆ. ಎಲ್ಲೂ ನೀರು ಕುಡಿದಾಗ ಹೇಳಿಬಿಡ್ತಾರೆ, ಅಷ್ಟು ಸರಳವಾಗಿ ಹೇಳಿಬಿಡ್ತಾರೆ. ಫಸ್ಟ್ ಬರೀ ವಾಕ್ಯವನ್ನು ಮಾತ್ರ ಹೇಳುವುದಲ್ಲ, ಎಲ್ಲದಕ್ಕೂ ದೃಷ್ಟಾಂತವನ್ನು ಕೊಡ್ತಾರೆ. ದೃಷ್ಟಾಂತ ಅಂತ ಹೇಳಿದ್ರೆ ಇವತ್ತಿನ ಎಲ್ಲರಿಗೂ ಸಹಿತ ಮನಕ್ಕೆ ಎಟಕುವ, ನಾನು ಮೊನ್ನೆ ಕುಡಿದಾಗ ಧನಿಕ ಧನಿ ಎಂಬ ವಿಚಾರವನ್ನು ಅವರು ಬಹಳ ಚೆನ್ನಾಗಿ ವಿವರಿಸಿದರು. ಧನ ಉಳ್ಳವನು ಧನಿ ಅಂತ ಅಲ್ಲ, ಯಾರೋ ಕ್ಯಾಶರ್ ಹತ್ರ ಧನ ಇರುತ್ತೆ, ಹಣ ಇರುತ್ತೆ, ಅವನು ಧನಿ ಅಲ್ಲ. ಮತ್ತೆ ಯಾರೋ ಧನಕ್ಕೆ ಒಡೆಯ, ಅವನು ಧನಿ ಅಂತ ಕರೆಸುತ್ತ, ಹಣವನ್ನು ಕೊಡುವವನು ಅವನು ಧನಿಕ ಅಂತ ಕರೆಯಲ್ಪಡ್ತಾನೆ. ಅದೇ ರೀತಿಗೆ ಭಗವಂತ ಅವನು ದುಃಖಕ್ಕೆ ಸ್ವಾಮಿ ಅಂದ್ರೆ ದುಃಖವನ್ನು ಕೊಡುವವನು, ಅವನು ಕೊಡುವ ಅವನು ದುಃಖವುಳ್ಳವನಲ್ಲ ಎಂಬ ವಿಚಾರವನ್ನು ತಾವು ಅಷ್ಟು ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಹಾಗೆ ಪ್ರಭಂಜನಾಚಾರ್ಯರ ಅನೇಕ ವಿಚಾರಗಳು ದೃಷ್ಟಾಂತ ಪೂರ್ವಕವಾಗಿರುತ್ತವೆ. ಅವರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಎಲ್ಲರಿಗೂ ಸಹ ಮನ ಮುಟ್ಟಬೇಕು. ಬರೀ ನಾವು ಉಪನ್ಯಾಸ ಮಾಡಿದೆವು, ಅವರು ಕೇಳ್ಕೊಂಡ್ರು, ಒಂದು ಶ್ರವಣ ಮಾಡಿಬಿಟ್ಟು ಮಾತು ಹೋಗಿಬಿಟ್ರು, ಏನೋ ಹೇಳಿದ್ರೆ ಅವ್ರು ನಾವು ಏನೋ ಕೇಳ್ಕೊಂಡು ಬಿಟ್ಟೆವು. ಹಾಗಾಗಬಾರದು, ಎಲ್ಲ ವಿಚಾರವನ್ನು ಸಹಿತ ಎಲ್ಲರೂ ಸರಿಯಾಗಿ ತಿಳ್ಕೊಳ್ಬೇಕೆಂಬುವ ಒಂದು ಮನಸ್ಸು ನಮ್ಮ ಪ್ರಭಂಜನಾಚಾರ್ಯರ. ಅದಕ್ಕೋಸ್ಕರ ಅಷ್ಟು ಕಷ್ಟಪಟ್ಟು ಅವರು ಎಲ್ಲರಿಗೂ ತಿಳಿಯುವ ರೀತಿಯಲ್ಲಿ ತಾವು ವಿವರಣೆಯನ್ನು ಮಾಡ್ತಾರೆ. ಮತ್ತು ಅವರದ್ದು ದೊಡ್ಡ ಒಂದು ಗುಣ ಅಂತ ಹೇಳಿದ್ರೆ, ಅನೇಕ ಕಷ್ಟ ಮಾಡಿದಾಗ ಯಾವುದೇ ಒಂದು ವಿಕಾರಕ್ಕೆ ಒಳಗಾಗದೇನೆ ಸಿಟ್ಟು ಬರದೇನೆ ಉತ್ತರ ಕೊಡ್ತಾರೆ ಅವರು. ನಾನು ಇದನ್ನು ಅನೇಕ ಬಾರಿ ನೋಡಿದ್ದೇನೆ. ಅನೇಕ ಕಷ್ಟವನ್ನು ಮಾಡ್ತಾರೆ, ಕೆಲವರು ಸಿಟ್ಟು ಬಂದು ಬಿಡುತ್ತೆ, ಯಪ್ಪ ಯಾಕ ಕಷ್ಟ ಮಾಡ್ತಾ ಇದ್ದ, ಸುಮ್ಮನೆ ಕುತ್ಕೋತಿರೋ ಕರೆಯುತ್ತೆ ಕೊನೆಗೆ ನಾವು ಹಂಗಾಗುವುದಿಲ್ಲ ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ. ಆದರೆ ಸಮಂಜನಾಚಾರ್ಯರು ಎಲ್ಲ ಪ್ರಶ್ನೆಗಳು ಸಹಿತ ಸಮಂಜಸವಾದ ಉತ್ತರವನ್ನು ಕೊಡ್ತಾ ಪುನಃ ಪುನಃ ಕೆಡಕಿದ್ರೂ ಸಹಿತ ಅವರು ಅದನ್ನು ಸರಿಯಾಗಿ ವಿವರಣೆ ಮಾಡ್ತಾ ವಿಚಾರ ಮಾಡ್ತಕ್ಕಂತಹ ಒಂದು ತಾಳ್ಮೆ ಅವರಲ್ಲಿ ಇದೆ. ಇಂತಹ ಒಂದು ರೀತಿಯಲ್ಲಿ ಪ್ರಭಂಜನಾಚಾರ್ಯರು ಅನ್ವರ್ಥಕವಾಗಿ ಹೆಸರನ್ನು ಪಡೆದಿದ್ದಾರೆ ಮತ್ತು ಸರಿಯಾದ ಪ್ರವಚನಕಾರರು ಅಂತ ಹೇಳಬಹುದು. ನಾವು ಪ್ರವಚನ ಕೇಸರಿ ಅಲ್ಲ, ಪ್ರವಚನ ಕೇಸರಿ ಅಂತ ಕರೆದಿರ್ತಾರೆ. ಆದ್ರೆ ನಮ್ಮ ಪ್ರಭಂಜನಾಚಾರ್ಯರು ನಿಜವಾಗಿಯೂ ಪ್ರವಚನ ಕೇಸರಿ ಅವರು. ಅವರು ಅಖಂಡ ಹೋದ್ಸತಿ ಬಂದಾಗಲೂ ಅವರು ಹೇಳಿದ್ರು ಬೆಳಿಗ್ಗೆಯಿಂದ ರಾತ್ರಿ ತನಕ ಉಪನ್ಯಾಸ ಮಾಡ್ತಾ ಇದೆ. ಈ ಸತಿ ಬಂದಾಗಲೂ ಅಷ್ಟೇ, ಬೆಳಿಗ್ಗೆಯಿಂದ ಅಖಂಡವಾಗಿ ಉಪನ್ಯಾಸ ಮಾಡ್ತಾ ಇದೆ. ನಮಗೆ ಒಂದು 5 ನಿಮಿಷ 10 ನಿಮಿಷ ಹೇಳಿದ್ರೆ ಸಾಕು, ನಮ್ಗೆ ಉರ್ಲಿಕ್ಕೆ ಸುರ ಆಗುತ್ತೆ ಗಂಟಲು. ಆದರೆ ಅವರದ್ದು ಏನು ಗಂಟಲು ಅಥವಾ ಏನಾದ್ರೂ ಎಕ್ಸ್ಟ್ರಾ ಏನಾದ್ರೂ ಅದ್ರ ಮಿಷನ್ ಉಂಟಾ ನಮಗೆ ಸಂಶಯ ಬರಲಿಕ್ಕೆ ಸುರ ಆಗಿದೆ. ಅಂತಹ ಅದ್ಭುತವಾದ ರೀತಿಯಲ್ಲಿ ಅವರು ಉಪನ್ಯಾಸವನ್ನು ಪ್ರವಚನವನ್ನು ಮಾಡಿದ್ದಾರೆ. ಅನೇಕ ಒತ್ತಡದ ನಡುವೆ ಅವರಿಗೆ ಪಾದಕ ಕ್ಷೇತ್ರದಲ್ಲಿ 4 ದಿವಸ ಇದ್ದಾರೆ ಅಂತಂದ್ರೆ ಬಹಳ ಅಪೂರ್ವ ಆಶ್ಚರ್ಯ. ಯಾಕಂತಂದ್ರೆ ಬೆಂಗಳೂರಿನ ಜನತೆ ಅವರನ್ನು ಬಿಡುವುದಿಲ್ಲ ಯಾವಾಗಲೂ ಸಹಿತ, ಎಲ್ಲಾದರೂ ಕಾರ್ಯಕ್ರಮ ಇದ್ದೇ ಇರುತ್ತೆ ಅವರು. ಅಂತಹ ಪ್ರಭಂಜನಾಚಾರ್ಯರು ಇಲ್ಲಿ ಈ ಬ್ರಹ್ಮಸೂತ್ರ ಭಾಷ್ಯದ ಪ್ರವಚನವನ್ನು ಮಾಡಿ ಇವತ್ತು ಮಂಗಳವನ್ನು ಮಾಡಿದ್ದಾರೆ. ಅವರು ಒಂದು ಮಾತನ್ನು ಹೇಳಿದ್ರು, ಇಲ್ಲಿ ಸ್ವಾಮಿಗಳು ಇದ್ದಾರೆ ಅಂತ ಹೇಳಿದ್ರೆ ಶೋಭೆ ಅಲಂಕಾರ ಅಂತ ಹೇಳಿದ್ರು. ಬರೀ ಸ್ವಾಮಿಗಳು ಮಾತ್ರ ಇರುವುದಲ್ಲ, ವಿದ್ವಾಂಸರು ಬರ್ತಾ ಇರಬೇಕು ಇಲ್ಲಿ. ಆದ್ರಿಂದ ನಾವು ಪ್ರಭಂಜನಾಚಾರ್ಯರ ಹತ್ರ ಹೇಳ್ತಾ ಇದ್ದೇವೆ, ಪ್ರತಿ ವರ್ಷ ನೀವು ಇಲ್ಲಿ ಬಂದು ಅದರ ಜವಾಬ್ದಾರಿಯನ್ನು ನಮ್ಮ ಆನಂದ್ ಅವರಿಗೆ ನಾವು ಕೊಡ್ತಾ ಇದ್ದೇವೆ. ಪ್ರತಿ ವರ್ಷವೂ ಸಹಿತ ಯಾವುದು ಸರ್ವಮೂಲ ಗ್ರಂಥಗಳ ಪ್ರವಚನ ಪ್ರಭಂಜನಾಚಾರ್ಯರಿಂದ ಮಾಡಿಸಬೇಕು. ಅದರ ಮೂಲಕ ಜನರು ಈ ಪಾದಕ ಕ್ಷೇತ್ರಕ್ಕೆ ಬಂದಾಗುತ್ತೆ. ಪ್ರಭಂಜನಾಚಾರ್ಯರ ಒಂದು ಪ್ರವಚನವನ್ನು ಕೇಳುವ ಯೋಗ ಎಲ್ಲರಿಗೂ ದೊರಕುತ್ತೆ. ಈ ನಿಟ್ಟಿನಲ್ಲಿ ಅಂತಹ ವ್ಯವಸ್ಥೆಯನ್ನು ಅವರು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ತಾ, ಹಿಂದೆ ನಾನು ಹೇಳಿದ್ದೆ ವರ್ಷಕ್ಕೆ ಬರ್ತಾ ಇರಬೇಕು ನೀವು ಅಂತ ಹೇಳಿ. ಬರೀ ಬಂದು ಹೋಗುವುದಲ್ಲ, ಬಂದು 4 ದಿವಸ 5 ದಿವಸ 4 ದಿವಸ ಅಂತ ನಾನು ಒಂದು ಲೆಕ್ಕ ಹೇಳುವುದಲ್ಲ. ಎಷ್ಟು ದಿವಸ ಇರ್ತೀರೋ 10 ದಿವಸ ಪ್ರವಚನವನ್ನು ಮಾಡಬೇಕು ಅಂತ ಪ್ರಭಂಜನಾಚಾರ್ಯದಲ್ಲಿ ಕೇಳಿಕೊಳ್ತಾ, ನೀವೆಲ್ಲ ಭಕ್ತರು ಈ ಒಂದು ಪಾದ ಕ್ಷೇತ್ರದ ಸನ್ನಿಧಾನದಲ್ಲಿ ಆಚಾರ್ಯರ ಸನ್ನಿಧಾನದಲ್ಲಿ ಈ ಪಾಠ ಪ್ರವಚನವನ್ನು ಕೇಳಿದ್ದೀರಿ, ನೀವು ಎಲ್ಲರಿಗೂ ಭಗವಂತ ವಿಶೇಷವಾಗಿ ಅನುಗ್ರಹಿಸಲಿ ಅಂತ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಕೃಷ್ಣಾರ್ಪಣೆ.
ಕೊನೆಯ ಶ್ಲೋಕ ಓದಿ, ಕೊನೆಯ ಶ್ಲೋಕ ಓದಿಬಿಟ್ರೆ ಕೃಷ್ಣಾರ್ಪಣೆ. ಓಂ ಮನಾವೃತ್ತಿ ಶಬ್ದ ಪರಾವೃತ್ತಿ ಶಬ್ದ ಓಂ ನ ಚ ಪುನರಾವರ್ತತೆ ನ ಚ ಪುನರಾವರ್ತತೆ. ಸರ್ವಾನ್ ಕಾಮಾನ್ ಅತ್ವಾ ಅಮೃತ ಸಮಭವತ್ ಸಮಭವತ್ ಇತ್ಯಾದಿ ಶ್ರುತಿಭ್ಯ ಅನಾವೃತ್ತಿ ಆವೃತ್ತಿ ಅಸಕೃತೋಪದೇಶ ಶುರು ಮಾಡಿದ್ರು ಅನಾವೃತ್ತಿ ಅಂತ ಮುಗಿಸಿದೆ ಈ ಪಾದ ಅಂದರೆ ಶಾಸ್ತ್ರಾವೃತ್ತಿಯಿಂದ ಪುನರಾವೃತ್ತಿ ಇಲ್ಲದೆ ಇರತಕ್ಕಂಥ ಮೋಕ್ಷ ಸಿಗುತ್ತೆ ಇಲ್ಲಿ ಆವರ್ತನೆ ಮಾಡಿದರೆ ಅಲ್ಲಿ ಆವರ್ತನೆ ಇರೋದಿಲ್ಲ ಇಲ್ಲಿ ಮಾಡಿದವರು ಅಲ್ಲಿ ಆಗು ಪುನಃ ಪುನಃ ಹುಟ್ಟದ್ರು ಸಾಯಿದ್ರು ಹುಟ್ಟದ್ರು ಸಾಯರಾಗುತ್ತೆ ಅಂತ ಸೂಚನೆ ಕೊಡ್ತಾ ಅನಾವೃತ್ತಿ ಅನ್ನತಕ್ಕ ಸ್ವಾರಸ್ಯವಾದ ಪದ ಆಚಾರ್ಯರು ತಮ್ಮ ವಿಷಯ ಹೇಳಿದ್ರು ಹೊರಟ್ರಿ ಈಗ ಅವ್ರು ಹೇಳ್ತಾರೆ ಕೊನೆಗೆ ಜ್ಞಾನ ಆನಂದಾಧಿಸರ್ವೈಹಿ ಗುಣೈ ಪೂರ್ಣಾಯ ವಿಷ್ಣವೇ ನಮೋಸ್ತು ಗುರವೇ ನಿತ್ಯಂ ಸರ್ವಥಾ ಅತಿ ಪ್ರಿಯಾಯ ಮೇ ಜ್ಞಾನ ಆನಂದಾದಿ ಗುಣಗಳಿಂದ ಸರ್ವ ಗುಣಗಳಿಂದ ನಾರಾಯಣಂ ಗುಣೈಸ್ತರವೇ ಇರುವುದೀರಣ ಅಂತ ಹೇಳಿದ್ರಲ್ಲ ಅದಕ್ಕೆ ಅವರದೇ ವ್ಯಾಖ್ಯಾನ ಜ್ಞಾನಾನಂದಾದಿ ಸರ್ವ ಗುಣೈಹಿ ಆದ್ಯಂತಕ್ಕೆ ಸಂಬಂಧ ಸರ್ವಗುಣೈಹಿ ಪೂರ್ಣಾಯ ವಿಷ್ಣವೇ ಉದೀರ್ಣಂ ಅಂದರೆ ಪೂರ್ಣಾಯ ಸಂಪದ ಸ್ವತಃಪದಾನಿತ್ಯ ತಮ್ಮ ಪದಗಳನ್ನು ಅವರು ಎದುರಣೆ ಮಾಡ್ತಾರೆ ಆಚಾರ್ಯರು ಬ್ರಹ್ಮ ಅಂತ ಹೇಳಿದರು ನಾರಾಯಣ ಅಂತ ಹೇಳಿದ್ರು ವಿಷ್ಣವೇ ಬ್ರಹ್ಮಶಬ್ದಸ್ಯ ವಿಷ್ಣಾವೇವ ವಿಷ್ಣವೇ ನಮೋಸ್ತು ಗುರವೇ ಏನು ಹೇಳಿದರು ಗುರುಶ್ಚಾಪಿ ಅಂತ ಹೇಳಿದರು ಗುರು ಯಾರಾದರೂ ಹೇಳಿರಲಿಲ್ಲ ನಮೋಸ್ತು ಗುರವೇ ನೀನೇ ಗುರು ಅಂಥೇಳಿ ಆ ಶಬ್ದ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಆದಿಶ್ಲೋಕಕ್ಕೆ ಅಂತ್ಯ ಶ್ಲೋಕದ ವ್ಯಾಖ್ಯಾನ ಇತ್ತು ಗುರವೇ ಸರ್ವಥಾ ನಿತ್ಯಂ ನಿತ್ಯಂ ಸದಾ ಮಾಡ್ತೇವೆ ನಾವು ಯಾತಕ್ಕೆ ಏವಂ ಪ್ರಳಯ ಕಾಲೇತಿ ಪ್ರತಿಭಾತ ಪರಾವರ ನಾವು ನಿತ್ಯ ಆದರೆ ಗೌಣಾರ್ಥ ನಿತ್ಯ ಅಷ್ಟೇ ಆಚಾರ ನಿತ್ಯ ಆದರೆ ನಿತ್ಯನೇ ನಿತ್ಯಂ ಸರ್ವ ಅದು ಸರ್ವಥಾತಿ ಪ್ರಿಯಾಯನೇ ಇಲ್ಲಿ ಅನ್ವಯ ನಿತ್ಯಂ ಗುರವೇ ಎಲ್ಲ ಅವತಾರದಲ್ಲಿ ಇವರೇ ಗುರುಗಳು ಅಂತ ಅರ್ಥ ಇವರು ಸಂಬಂಧ ಬೇರೆಯವರಿಗೆ ಆಗಲ್ಲ ಎಲ್ಲ ಅವತಾರದಲ್ಲೂ ವಾಯುದೇವರಿಗೆ ದೇವರೇ ಗುರುಗಳು ಹೊರತು ಬೇರೆ ಗುರುಗಳಲ್ಲ ಅಚ್ಚುಶ್ರೇಷ್ಠ ಹೆಸರಿ ಗುರುಗಳು ಅದಕ್ಕೆ ನಿತ್ಯಂ ಗುರವೇ ಅದಕ್ಕೆ ಅನ್ವಯ ನಿತ್ಯಂ ನಮೋಸ್ತು ಸದಾ ನಮಸ್ಕಾರ ನಿತ್ಯಂ ಸರ್ವಥಾತಿ ಪ್ರಿಯಾಯನೇ ಕೆಲವೊಮ್ಮೆ ಊಟ ಭಾರಿಸ್ರೆ ಹೆಚ್ಚಾಗಿಬಿಟ್ರೆ ಬಹಳ ಕಷ್ಟ ಆಗಿಬಿಟ್ಟು ಯಾಕೆ ಸರ್ವಥಾ ಅತಿ ಪ್ರಿಯಾಯನೇ ನಿತ್ಯಂ ಸರ್ವಥಾ ಸರ್ವಥಾ ಸಾದೃ ಪ್ರಕಾರ ಸರ್ವ ಪ್ರಕಾರೇ ಅತಿ ಪ್ರಿಯಾಯನೇ ಅಂತ ಪರ ಅತಿ ಪ್ರಿಯಾಯ ಅತ್ಯಂತ ಪ್ರಿಯನಾದಂಥ ಮೇ ಎಲ್ಲರಿಗಲ್ಲ ಮೇ ಅಂತ ಹೇಳಿದ್ರಿಂದ ತಾವು ಸ್ವರೂಪ ಹೇಳ್ಕೊಂಡಾಗಿ ಸರ್ವಥಾ ಅತಿ ಪ್ರೀತಿಯನ್ನು ದೇವರಲ್ಲಿ ತೋರಿಸೋದು ವಾಯುದೇವರು ಬ್ರಹ್ಮವಾಯುಗಳಾದ್ದರಿಂದ ತಾವು ವಾಯುದೇವರು ಅಂತ ಹೇಳ್ಕೊಟ್ರು ಮೇ ಎಸ್ಯ ತ್ರೀ ಮಿಡಿತಾನಿ ವೇದ ವಚನೆ ರೂಪಾಣಿ ದಿವ್ಯಾಂಗರಂ ಭಕ್ತರ ಶತವಿತ್ತಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್ ವಾಯೋ ರಾಮ ವಶೋ ನಯಂ ಪ್ರಥಮಕಂ ಪೃಥೋದಿತೀಯಂ ವಪುಃ ಮಧ್ವೋಯಸ್ತು ತೃತೀಯಕಂ ಕೃತಮಿದಂ ಭಾಷ್ಯಂ ಹರೋ ತೇನ ಹಿ ಎಷ್ಟೇ ತ್ರೀನಿರ್ದಾರಿ ವೇದವಚನೆ ಆಚಾರ್ಯ ಮೊದಲು ಸ್ವರೂಪ ಹೇಳಿರಲಿಲ್ಲ ಬಾಯ್ಬಿಟ್ಟು ಎಲ್ಲೇ ಹೇಳಿದ್ದರು ಸ್ವರೂಪನ ಗೀತಾಭಾಷ್ಯ ಮೊದಲು ಬರೆದರು ಅದು ಸ್ವರೂಪ ಹೇಳಿಲ್ಲ ಅದರೊಳಗೆ ವೇದವ್ಯಾಸರ ಸ್ವರೂಪ ಬಂದರು ಭಾಷ್ಯ ಬರೆದರು ಈ ಸ್ವರೂಪ ಹೇಳ್ತಾ ಇತ್ತು ಯಾಕೆಂತ ಕೇಳಿದ್ರೆ ಭಾಷೆಗೆ ಅಧಿಕೃತವಾದ ವ್ಯಕ್ತಿ ತಾವು ಅಂತ ಹೇಳೋದಕ್ಕೋಸ್ಕರ ಆ ಪ್ರಥಮ ಬಾರಿ ಸ್ವರೂಪಾವಿಷ್ಕಾರ ಮಾಡಿದ ಶೋಕ ಇದು ಬಡಿತಾ ಸೂತ್ರದ ಅರ್ಥ ಇದು ಎಷ್ಟೇ ತ್ರೀನಿ ಉದಿತಾದಿ ವೇದವಚನೆ ರೂಪಾಣಿ ದಿವ್ಯಾಂಗಲಂ ವೇದವಚನೆ ಬಡಿತಾದಿ ವೇದವಚನಗಳಲ್ಲಿ ಎಷ್ಟೇ ತ್ರೀನಿ ದಿವ್ಯಾನಿ ರೂಪಾಣಿ ಅಲಂ ಉದಿತಾನಿ ಅಲಂ ದಿವ್ಯಾನಿ ಅಲಂ ಉದಿತಾನಿ ಎಷ್ಟೇ ಕಡೆ ಸಿಟ್ಟಿರ್ಬೋದು ಮತ್ತೆ ಅಲಂಗಳಿಗೆ ಅಂತ ಅಲಂ ಉದಿತಾನಿ ವಿಷ್ಣೋ ಮತ್ತೆ ಹೇಳ್ತಾರೆ ಮೂರು ಅವತಾರಗಳು ವೇದ ಪ್ರತಿಪಾದ್ಯ ಕೆಲವು ಮೂರು ರೂಪ ಅಷ್ಟೇ ವೇದ ಪ್ರತಿಪಾದ್ಯ ಸಾಕಾರ ಮೂರು ರೂಪನೂ ವೇದ ಪ್ರತಿಪಾದ್ಯ ಬಟ್ ತದ್ದರ್ಶತ ವಿತ್ತದೇವ ನಿಹಿತಂ ಅವರ ದರ್ಶೇನ ತತಂ ದರ್ಶತಂ ಜ್ಞಾನದಿಂದ ಕೂಡಿದಂತಹ ನಿಹಿತಂ ತೇ ದೇವಸ್ಯ ಭರ್ಗೋ ಮಹತ್ ಜ್ಞಾನದಿಂದ ಕೂಡಿದ ಬಟ್ ಅಂದರೆ ಬಲಾತ್ಮಕಂ ಅಂತ ಸಾರಸ್ಯ ಇತ್ತಮೇವ ಅನ್ನೋ ಪದ ಇದೆ ಟೀಕಾರ ಬರೀತಾರೆ ಜೈತೀರ್ಥರು ಮೂಲ ರೂಪವದೇವ ಅಂತ ಬರೀತಾರೆ ಅದಕ್ಕೆ ಸೃಷ್ಟೋಪೇವ ಅವತಾರೇಶು ಅರಿವಿದ ಅಪಗುಣಂ ಹಿಂಸಿತ ನಿರ್ವಿಕಾರ ಸರ್ವಜ್ಞ ಸರ್ವಶಕ್ತಿ ತಿಷ್ವತ್ತೇವ ಅವತಾರೇಶು ಸರ್ವಜ್ಞ ಅದಕ್ಕೆ ಇತ್ತಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್ ವಾಯೋ ರಾಮವಚೋನಯಂ ಪ್ರಥಮಕಂ ರಾಮದೇವರ ಮಾತನ್ನು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿ ತಂದುಕೊಟ್ಟಿದ್ದು ಮೊದಲನೇ ರೂಪ ಹನುಮದ್ ರೂಪ ಅಂದರೆ ಹನುಮದ್ ಅವತಾರದ ಅತ್ಯಂತ ಮುಖ್ಯ ಸಾಧನೆ ಅಂದರೆ ಈ ರೂಪ ಅಲ್ಲಿ ಕನೆಕ್ಟ್ ಮಾಡಿದ್ದು ಉಳಿದು ಎಷ್ಟೋ ಇದೆ ಅದಕ್ಕೆ ಅದನ್ನು ತಾವೇ ಹೇಳ್ಬಿಡ್ತಾರೆ ಆದರೆ ನಮಗೆ ಅದು ಮುಖ್ಯ ರಾಮವಚೋ ನಯಂ ಅದಕ್ಕೆ ಸುಂದರಕಾಂಡ ಮುಖ್ಯ ಆಯಿತು ಯಾಕೆ ರಾಮವಚೋ ನಯಂ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಕರ್ತರಿ ಕರ್ಮಣಿ ರಾಮಂ ಪ್ರತಿ ವಚೋ ನಯಂ ರಾಮಶ್ಯ ವಚೋ ನಯಂ ಹೀಗಾಗಿ ಎರಡು ಆಯಿತು ಸೀತಾರ ತೃತೀಯ ಸಂದೇಶ ಇಲ್ಲಿಗೆ ಇಲ್ಲಿ ಸಂದೇಶ ಅಲ್ಲಿಗೆ ಪ್ರಥಮಕಂ ಪ್ರಥಮಕಂ ಪ್ರಥಮಶ್ಚಾಸೌ ಕಸ್ಯ ಅಂತ ಮಾಡಿಕೊಂಡ್ರೆ ಆನಂದಪೂರ್ಣ ಪ್ರಥಮಕಂ ಅದು ಕೂಡ ಆನಂದದಿಂದ ಕೂಡಿದ್ದೆ ಸತೀರ್ಥರು ಅದರಿಂದ ಅಲ್ಲೂ ಆನಂದ ಇದೆ ದ್ವಿಪೃಕ್ಷೋ ದ್ವಿತೀಯಂ ವಪುಹು ಪೃಕ್ಷೋ ವಪುಹು ಪೃತನಕ್ಷಯಕಾರಿ ವಪುಹು ಪೃತನಕ್ಷಯಕಾರಿ ಅಂತ ಹೇಳಿದರೆ ಬಹೋಕ್ಷವಿ ಚಪಡ ಸುನಿಪಣ ಅಂತಲ್ಲ, ಹನ್ನೊಂದರಲ್ಲಿ ಆರನ್ನ ಕೊಂದು ಆರೂವರೆ ಕೊಂದಿದ್ದು ಭೀಮಸೇನ ದೇವರು ಒಬ್ಬರೇ, ಅದಕ್ಕೇನು ಪೃಚ್ಛಃ ಅಂತ ಅವ್ರ ಹೆಸರು. ದ್ವಿತೀಯ ಬಹು ಮಧ್ವಯತ್ತು ತೃತೀಯಕಂ, ಮಧ್ವಾಚಾರ್ಯ ಮಧ್ವರೂಪ ಮೂರನೇ ಅವತಾರ ತೃತೀಯಕಂ, ಇದು ಕೂಡ ಆನಂದ ತೀರ್ಥ. ಕೃತಂ ಇದಂ ಭಾಷ್ಯಂ ಹರೌ ತೇನಹಿ, ಈ ತೇನ ವಾಯುನ ಅಥವಾ ತೇನ ಈ ರೂಪೇಣ ಏನಾಗಿದೆ, ಭಾಷ್ಯಂ ಹರೌ ಕೃತಂ, ಹರಿಯ ಪ್ರೀತಿಗೋಸ್ಕರ ರಚನೆ ಮಾಡಲ್ಪಟ್ಟಿತ್ತು ಅಂತ ಹೇಳಿದರು. ಇಲ್ಲೊಂದು ಪ್ರಶ್ನೆ ಬಂತು, ಇದು ಭಾಷ್ಯ ಹೇಗಾಯಿತು ಅಂತ ಪ್ರಶ್ನೆ. ಇದು ತಮ್ಮ ವಿಷಯ ಹೇಳಿಕೊಂಡ್ರೆ ಭಾಷ್ಯ ಹೇಗಾಯಿತು ಅಂತ ಕೇಳಿದರೆ, ಅನಾವೃತ್ತಿ ಅನಸ್ಯ ಆವೃತ್ತಿ, ಅನ ಅಂದರೆ ಮುಖ್ಯ ಪ್ರಾಣ, ಅವರ ಆವೃತ್ತಿ, ಮೂರು ಸತ್ ಬಂದಿದ್ದಕ್ಕೆ ಆವೃತ್ತಿ, ಒಂದು ಸತ್ ಬಂದರೆ ಆವೃತ್ತಿ ಎಂಬುದಿಲ್ಲ, ಎರಡು ಸತ್ ಬಂದರೆ ಮೂರು ಸತ್ ಬಂದರೆ ಬರ್ತೇ ಬಂದೇ ಬರ್ತಾರೆ ಅಂತ ಹೇಳಿಬಿಡ್ತಾರೆ. ಅದಕ್ಕೇನೆ ಅದು ಆವೃತ್ತಿ ಪದ ಬಹಳ ಇಂಪಾರ್ಟೆಂಟ್, ಅದು ಶ್ರವಣ ಮನನ ಧ್ಯಾನ ಆವೃತ್ತಿ. ಮಧ್ವರೂಪ ಮೂರು ರೂಪಗಳು ಯಾತಕ್ಕೆ ಸಂಕೇತ ಅಂದರೆ ಮೂರ್ಖ ಸಂಕೇತ, ಶ್ರವಣ ಮನನ ಧ್ಯಾನ ಮಾಡಿಸೋಕ್ಕೋಸ್ಕರ ಆಚಾರ ಬಂದಿದ್ದಾರೆ. ಆದ್ದರಿಂದ ಅನಸ್ಯ ಆವೃತ್ತಿ ಶಬ್ದ ಬಡಿತಾದಿ ಶಬ್ದ, ಎಲ್ಲಿಂದ ಬಂದು ಬಡಿತಾದಿ ವೇದವಾಕ್ಯಗಳಿಂದ ಆವೃತ್ತಿ ಆಗುತ್ತೆ ಅಂತ ಹೇಳಿರೋದ್ರಿಂದ ಅದನ್ನು ಬರೆದಿದ್ದೇನೆ ಅಂತ ಅರ್ಥ. ಆಚಾರ ಸ್ವರೂಪ ಹೇಳ್ಕೊಂಡಿದ್ದು ಕೂಡ ಬ್ರಹ್ಮಸೂತ್ರ ಭಾಷೆಯಲ್ಲೇ, ಉತ್ಸೂತ್ರಿತ ಆಗಲಿಲ್ಲ, ಅವ್ರು ಏನು ಬರೆದ್ರು ಉತ್ಸೂತ್ರಿತ, ಇವ್ರು ಏನು ಹೇಳಿದ್ರು ಕೂಡ ಸೂತ್ರಗರ್ಭಿತ. ಆ ದೃಷ್ಟಿಯಿಂದ ಸೂತ್ರಾರ್ಥ ಉಚ್ಯತೆ, ಇದು ಸೂತ್ರಾರ್ಥ ಉಚ್ಯತೆ, ನಮ್ಮ ಅವತಾರವನ್ನು ಹೇಳಿಕೊಂಡಿದ್ದು ಸೂತ್ರಾರ್ಥ ಅಂತ ಅರ್ಥ ಮಾಡಿಕೊಂಡ್ಬಿಟ್ರೆ ಅವ್ರ ಭಾಷ್ಯದ ವೈಯಕ್ತಿಕ ಇರೋಂತ ಅರ್ಥ ಆಗ್ತದೆ. ತೇನ ಹಿ ನಿತ್ಯ, ಅದಕ್ಕೆ ಹೇಳ್ತಾರೆ ಹೇಗೆ ತೋರಿಸ್ಕೊಂಡ್ರಿ ಅಂದರೆ ದೊಡ್ಡ ಹಾಲಿನ ಮೇಲೆ ಬಸರ ಬೆಣ್ಣೆ ಎತ್ತಿ ಎತ್ತಿಟ್ಟಿರೋದನ್ನ ತಮ್ಮ ಸ್ವರೂಪ ಹೇಳ್ಕೊಟ್ರು. ಮೂರು ವರ್ಷದ ಕೂತು ದೊಡ್ಡ ಬಂಡೆ ನೋಡಿ, ಐವತ್ತು ನೂರು ಜನ ಎತ್ತಿದ ಎತ್ತಕ್ಕಾಗೋದಿಲ್ಲ ಅದನ್ನ, ಅದನ್ನ ಎತ್ತಿಟ್ಬಿಟ್ರೆ ಹಾಲಿ ಪಾತ್ರೆ ಮೇಲೆ ಏನು ಹೆಕ್ಕಿ ಇರಬೇಕು ಲೆಕ್ಕ ಹಾಕಿ. ಅದಕ್ಕೇನೆ ತೃತಿ ಇತ್ತವೇ ಮೂಲರೂಪವದೇವ ಇತ್ತವೇವ ನಿಹಿತ ಮೊಸರಿನ ಮೇಲೆ ಪಾತ್ರೆ ಮೇಲೆ ಇದೆಲ್ಲ ನೋಡಿದರೆ ಮೊದಲಿಗೆಯ ನಡೆದ ಜಾಗ ಇರುವುದು. ನಿತ್ಯದ ನಿತ್ಯಾನಂದೋ ಹರಿ ಪೂರ್ಣೋ ನಿತ್ಯದ ಪ್ರಿಯದ ಅಮ್ಮ ನಮಸ್ತಸ್ಮೈ 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 ಚ ವಿಷ್ಣವೇ. ನಿತ್ಯಾನಂದೋ ಹರಿ ಪೂರ್ಣ, ಇದು ಟೀಕಾರ ಬೆರೀತಾರೆ, ಸುಧಾಕರಿ ಬೆರೀತಾರೆ. ತಮ್ಮ ಸ್ವರೂಪ ಆಚಾರ್ಯ ಎಲ್ಲೆಲ್ಲಿ ಹೇಳ್ಕೊತಾರೆ, ಸುಮಾರು 37 ಗ್ರಂಥದಲ್ಲಿ 18 ಗ್ರಂಥದಲ್ಲಿ ಸ್ವರೂಪ ಹೇಳ್ತಾರೆ. ಅಂದರೆ 18 ಗ್ರಂಥಗಳಲ್ಲಿ ಆ ಶ್ಲೋಕ ಬರೋದಕ್ಕಿಂತ ಮುಂಚೆ ದೇವಸ್ತೋತ್ರ ಮಾಡಿರ್ತಾರೆ, ಅದಾದರೆ ಮತ್ತೆ ದೇವಸ್ತೋತ್ರ ಮಾಡ್ತಾರೆ. ಯಾತಕ್ಕೆಂದ್ರೆ ಅವ್ರು ಬರೀತಾರೆ ತಮ್ಮ ವಿಷಯ ಹೇಳ್ಕೊಂಡು ಉಸೋದು ಆಚಾರ್ಯ ಇಷ್ಟ ಇಲ್ಲ ಅಂತ ಹೇಳ್ತಾರೆ, ಅದು ದೇವ್ರ ವಿಷಯ ಆಗುತ್ತೆ. ಅದಕ್ಕೆ ವಾಯುಸ್ಥಿತಿ ಬೇಕು, ದಶಸ್ಥಿತಿ ಬರೋದು, ತಮ್ಮ ವಿಷಯ ಹೇಳ್ಕೊಂಡು ಉಸೋದು ಇಷ್ಟ ಇಲ್ಲ, ಮತ್ತೆ ದೇವ್ರ ಸ್ತೋತ್ರ ಮಾಡ್ತಾರೆ. ನಿತ್ಯಾನಂದೋ ಹರಿಪೂರ್ಣ ನಿತ್ಯದ ಪ್ರಿಯತಾಮ್ಮ, ಟೀಕಾರ ಇಲ್ಲಿ ಬರೋದಿಲ್ಲ, ಮತ್ತೆ ಅಲ್ಲಿ ಬರೋದು, ಸುಮಾರು ಬರ್ತಾರೆ ಆ ಮಾತನ್ನು. ಉತ್ತಮನೋ ಒತ್ತಿ ಭೂಯ, ಹೇಳಿದ್ರೆ ಮತ್ತೆ ಹೇಳಬೇಕಾಗಿಲ್ಲ ಅಂತ ಇಲ್ಲಿ ಬರಬೇಕು. ಅವರು ನಿತ್ಯಾನಂದ ಹರಿಪೂರ್ಣ ನಿತ್ಯದ ಪ್ರಿಯತಾಮ್ಮ, ಅದಕ್ಕೆ ಆನಂದವಯೋ ಅಭ್ಯಾಸ ಅಂತಿಟ್ಕೊಂಡಿದ್ರು. ನಿತ್ಯಾನಂದೋ ಹರಿಹಿ ಹರತೀತಿ ಹರಿಹಿ, ಸಂಸಾರ ಪರಿಹಾರ ಮಾಡ್ತಾನಲ್ಲ ಹರಿಹಿ. ಪೂರ್ಣ ತೊಳೆಸ್ತರವೇ ವಿದೀರ್ಣ, ನಿತ್ಯದ ನಿತ್ಯಾನಂದ ನಿತ್ಯದ ಹರಿಹಿ ನಿತ್ಯದ ಪೂರ್ಣ ನಿತ್ಯದ ಪ್ರಿಯತಾಮ್ಮ, ಸದಾ ನನಗೆ ಪ್ರೀತನಾಗಲಿ. ನಮಸ್ತಸ್ಮೈ 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 ಚ ವಿಷ್ಣವೇ. ಭಸ್ಕರೇಗೆ ಬ್ರಹ್ಮಶಬ್ದದ ಅರ್ಥ ಹೇಳ್ತಾ ವಿಷ್ಣವೇ ಅಂತ ಮುಚ್ಚಿಬಿಡ್ತಾರೆ. ನಮಸ್ತಸ್ಮೈ ನಮಸ್ತಸ್ಮೈ ನಮಸ್ತಸ್ಮೈ, ಶ್ರವಣ ಮನನ ಧ್ಯಾನ ಆ ಮೂರರಿಂದ ಪ್ರೀತನಾಗ್ತಾರೆ ಅಂತ ಹೇಳೋದಕ್ಕೆ ಮೂರು ಸರ್ತಿ ನಮಸ್ಕಾರವನ್ನು ಮಾಡ್ತಾ ಕೃಷ್ಣಾರ್ಪಣ ಅಂತ ಹೇಳ್ತಾರೆ. ಅಲ್ಲಿಗೆ ಬ್ರಹ್ಮಸೂತ್ರ ಭಾಷ್ಯ ಮುಕ್ತಾಯ ಆಗಿದೆ. ನಮ್ಮ ಭಾಗ್ಯ ಹೊತ್ತಾಗಿಬಿಟ್ಟಿದೆ. ಇವೆಲ್ಲ ಒಂದು ಲೈನಲ್ಲಿ ಹೇಳ್ತೇನೆ ಅಷ್ಟೇನೆ. ಆಚಾರ ಅನುವ್ಯಾಖ್ಯಾನವನ್ನು ಬರೋದು, ಅನುವ್ಯಾಖ್ಯಾನ ಬರೋದ ತಕ್ಷಣ ಒಂದು ಅಲ್ಲಿ ಅನುವಾದಕ್ಕೆ ಅನುವ್ಯಾಖ್ಯಾನದೊಳಗೆ ಪ್ರತಿ ಅಧಿಕರಣದ ಪೂರ್ವಪಕ್ಷ ಯುಕ್ತಿ ಸಿದ್ಧಾಂತ ಯುಕ್ತಿಗಳನ್ನು ಸಂಗ್ರಹ ಮಾಡ್ತಾರೆ. ಯುಕ್ತಿಮಾಲಾ ಅಂತ ಅನಿಸುತ್ತೆ, ಯುಕ್ತಾಯಾಹ ಯುಕ್ತಿಮಾಲಾಯಾಹ ಪ್ರೋಕ್ತಾಯಾಹ ತತ್ರ ಚಾತ್ಮನ ವ್ಯಕ್ತಂ ಚಕ್ರೇ ವಿವರಣಂ ಕವೀಂದ್ರೈ ರೇತದೃಷ್ಟಾರಂ. ಆ ಯುಕ್ತಿಮಾಲಾ ಶಬ್ದ ಪೂರ್ವಪಕ್ಷಕ್ಕೆ ಈ ಯುಕ್ತಿಯ ಮುಖ್ಯ ಭಾಗ ಇದು, ಮುಖ್ಯ ಅಂದರೆ ಹೇತು, ಈ ಹೇತು ಸಿದ್ಧಾಂತ ಯುಕ್ತಿ ಇದು. ಇದು ಸಿದ್ಧ ಯುಕ್ತಯ ಪೂರ್ವಪಕ್ಷಗಾಹ ಸಿದ್ಧಾಂತ ನಿರ್ಣಾಯಕ ಎಲ್ಲ ಹೇಳ್ತಾ ಹೋಗ್ತಾರೆ. ಅರ್ಥ ಆಗ್ಬೇಕಲ್ಲ ಅದಕ್ಕೆ, ಸುಧಾದಲ್ಲಿ ಶಿಕಾರ ಏನು ಮಾಡಿದ್ರೆ ಬರಲಿಲ್ಲ ಅದಕ್ಕೆ ಯಾವುದು ಕೂಡ. ಆಚೆ ನ್ಯಾಯ ವಿವರಣ ಅದಕ್ಕೆ ಬರೋದು, ಯುಕ್ತಿಮಾನ ವಿವರಣ ಅಂದರೆ ನ್ಯಾಯ ವಿವರಣ ಅಂದರೆ ಬರುತ್ತೆ. ಯುಕ್ತಿ ಅಂದರೆ ನ್ಯಾಯ, ಅದು ವಿವರಣ ಬಂದಿದ್ದರಿಂದ ನ್ಯಾಯ ವಿವರಣ ಅಂತ ಹೆಸರಾಯಿತು. ಪೂರ್ವಪಕ್ಷ ಯುಕ್ತಿ ಇದು, ಸಿದ್ಧಾಂತ ಯುಕ್ತಿ ಇದು. ಒಂದಕ್ಕಿಂತ ಅಧಿಕರಣ ಸಂಗ್ರಹ ಅಂತ ಬೇಕಾದ್ರೆ ಹೇಳ್ಬೋದು, ಅಧಿಕರಣ ಸಂಗ್ರಹ ಅದನ್ನು ಬರೆದಿದ್ದರಿಂದ ಪೂರ್ವಪಕ್ಷ ಯುಕ್ತಿ ಕೀ ಪಾಯಿಂಟ್ ಇದೆ. ಪೂರ್ವಪಕ್ಷ ಯಾವ ಆಧಾರದ ಮೇಲೆ ಪ್ರಶ್ನೆ ಮಾಡ್ತಾರೆ, ಸಿದ್ಧಾಂತಿ ಆ ಉತ್ತರ ಆ ವೃತ್ತಿ ಪ್ರತ್ಯುತ್ತರ ಏನು ಕೊಡ್ತಾರೆ. ಇದು ಬ್ರಹ್ಮಸೂತ್ರ ನ್ಯಾಯಗಳಿದೆಲ್ಲ ಕೂಡ, ಪೂರ್ವಪಕ್ಷ ನ್ಯಾಯ ಯಾವ ಪೂರ್ವಪಕ್ಷ ನ್ಯಾಯಕ್ಕೆ ಯಾವ ಸಿದ್ಧಾಂತ ನ್ಯಾಯ ಉತ್ತರ ಅಂತ ತಿಳಿಸ್ಕೊಳ್ಳೋದು ಸನ್ಯಾಯ ವಿವರಣ, ಯುಕ್ತಿಮಾಲ ನ್ಯಾಯ ವಿವರಣ ಅಂತ ಆಯ್ತು. ಸನ್ಯಾಯ ಇನ್ನೊಂದು ಅರ್ಥ, ಸತ್ ಅಂದರೆ ಸದಿತಿ ಮುಖ್ಯ ಪ್ರಾಣ, ಸದಿತಿ ಪ್ರಾಣ, ಸದಿ ಪ್ರಾಣಕೃತ ನ್ಯಾಯ ವಿವರಣ ಅಂತ ಅರ್ಥ. ಸದಿತಿ ಪ್ರಾಣಕೃತ ನ್ಯಾಯ ವಿವರಣ, ಸತ್ ಇತಿ ನಾರಾಯಣ ಸತ್, ಅದು ವೇದವ್ಯಾಸ ದೇವರು ಬರೆದ ನ್ಯಾಯಕ್ಕೆ ಮುಖ್ಯಪ್ರಾಣ ದೇವರು ಬರೆದ ನ್ಯಾಯ ಇವರು. ಈಗ ವೇದವ್ಯಾಸರಿಗಾಯಿತು ಅವರಿಗಾಯಿತು, ಹೆಸರಿನಲ್ಲಿ ಅವಿಚರಿಸಿದ್ದಾರೆ. ನ್ಯಾಯ ಸಂಕ್ಷಿಪ್ತ ಪರಿಸ್ಥಿತಿ ಅಷ್ಟೇ, ಅದು ವಿಸ್ತಾರವಾಗಿ ನೋಡಿದರೆ ಬಹಳ ಅಪೂರ್ವ ಗ್ರಂಥ ಅದು. ಅಣುಭಾಷ್ಯ ಒಟ್ಟು ಸಂಗ್ರಹ, ಅದು ಅಧಿಕರಣ ಸಂಗ್ರಹವಾದ್ದರಿಂದ ಇಡೀ ಭಾಷೆ ಮತ್ತೊಮ್ಮೆ ರಿವೈಸ್ ಆಗ್ತದೆ ಓದ್ಬಿಟ್ಟು. ಅದು ಇನ್ನೊಮ್ಮೆ ಅವಸರದಲ್ಲಿ ಮಾಡೋ ಪ್ರಯೋಗಗಳು ಅಂತ ಮಾಡಲಿಕ್ಕೆ. ಅಲ್ಲಿಗೆ ಮತ್ತೆ ಹೇಳಿದಂತೆ ಯಾತಕ್ಕೆ ಶ್ರೀಗಳವರು ಈ ಭಾಗ ಉಳಿಸಿತ್ತು ಅಂದರೆ ನಿನ್ನೆ ಹೇಳಿದ ಅಥವದತ್ತ ಅನಂತಕಮ್ಮ ಅಂತ ಹೇಳಿ ಸ್ವಾಮಿಗಳ ಮೂಲಕ ಪರಮಾತ್ಮ ಅರ್ಪಿತವಾಗಿಬಿಟ್ರೆ ಅನಂತವಾಗ್ತದೆ ಎಂಬ ದೃಷ್ಟಿಯಿಂದಾಗಿ ಈಗ ಸರಿಯಾಗಿ ಆ ಕಾಲಕ್ಕೆ ಮುಕ್ತಾಯವಾಗಿದೆ. ಶ್ರೀಗಳು ಪರಸ್ಪರ ಅನುಗ್ರಹ ಮಾಡ್ತಿರಬೇಕು, ಆ ಮೂಲಕವಾಗಿ ನಮಗೆ ಜ್ಞಾನ ಭಕ್ತಿಗಳು ವೃದ್ಧಿಯಾಗಾಗ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಕೇಳಿಕೊಳ್ಳುತ್ತಾ ಪ್ರವಚನ ಇಟ್ಟು ಕಾರ್ಯಕ್ರಮವನ್ನು ಅದೇ ಕೃಷ್ಣಾರ್ಪಣ ಮತ್ತು ಅಂತ ಸಮರ್ಪಣೆ ಮಾಡ್ತಾರೆ. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಾಂತೇನ ಯತಾಂ ಕಮಲಾಲಯ ಬ್ರಹ್ಮಾಂತಾ ಗ್ರವಸ್ತಾ ಸಂದೈವ ಗುರುಪತಿ ಆಚಾರ್ಯಾಃ ಆಚಾರ್ಯಾಃ ಆನಂದ ತೀರ್ಥ ವರದೇ ದಾನಮಾನಯ ಮಮ ಗೇಯ.